அன்யாம்ச்ச ஹஸ்தசரணஸ்ரவணத்வகாதீன் ப்ராணான் நமோ பகவதே புருஷாய துப்யம். யஸ்மாத் பிரம்மேந்திர ருத்ராதி தேவதானாம் ஸ்ரீயோபிச ஞானஸ்ஃபூர்த்தி சதா தஸ்மை ஹரயே குரவே நம. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம. தசது ஸ்ரீமத் ஆனந்த தீர்த்தேந்திர்னோ ஹ்ருதம் வரே யத்வச்சந்திரிகா ஸ்வாந்த சந்தாபம் வினிகிருந்தது வாணிதே கரவாண்யம்ப சரணம் ஹ்ருதி சர்வதா மத்வாக்கிய சரணிர்பூயாத் ஸ்ரீமத் ஆச்சாரிய பாவகா. ஹராய பஜகா நிஷ்ட ஹராய புறவைரிணே பவாய பவதே பூயாத் சிவாய சிரசா நம. உமேஷாத்யா சுராவோஹம் ஈடே சேதோபிமானினஹ யூயம் சர்வே பிரபுருத மனோமே மத்வபாவகம். ஸ்ரீமத்வஹ கல்பவ்ருக்ஷஸ்து ஜயார்யஹ காமதுஸ்மிருத சிந்தாமணிஸ்து வியாசாரியஹ முனித்ரயமுதாஹ்ருதம் வாதிராஜகுரூன் வந்தே ரகுத்தமகுரூன் ததா ராகவேந்திரான் ததா சர்வான் சத்குரூன் பிரணதோஸ்மிஹி. ஸ்ரீ குருப்யோ நம. ஹரி நாராயணாய பரிபூர்ண குணார்ணவாய விஸ்வோதய ஸ்திதிலயோன்நியதி பிரதாய ஞானப்பிரதாய விபுதாசுர சௌக்கிய துக்க சத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்னமராசுர சித்தவந்தியம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரயி. இவத்தின விஷய மகாபாரத யுத்தத்தில் ஸ்ரீகிருஷ்ணன பாத்திர. ஜகத்திகே யுத்தங்கள் ஹசதல்ல, அதில் பால்கொடுத்த ஜனங்கள் பிரேரக்கராத ஜனங்களும் சக விரளையனு அல்ல. யாவதே ஒன்று யுத்த அந்த காரண இருப்பேன். ಯುದ್ಧಕ್ಕೆ ಯಾರೋ ಒಂದು ಮೋಟಿವೇಶನ್ ಕೊಟ್ಟಿರಲೇಬೇಕು. ಅದು ಯುದ್ಧಗಳ ಹಿಂದೆ ಸಹಜ ಪ್ರಕ್ರಿಯೆ. ಆದರೆ ಮಹಾಭಾರತ ಯುದ್ಧ ಹಾಗಲ್ಲ, ಅದು ಬೇರೆ ಶಕ್ತಿ ಆದ ಕೃಷ್ಣನು ಹಾಗಲ್ಲ. ಅತ್ಯಂತ ವಿಲಕ್ಷಣವಾದ ಪಾತ್ರ ಕೃಷ್ಣನ ಪಾತ್ರ. ಯಾವುದೋ ಹಂತದಲ್ಲಿ ಕೃಷ್ಣ ಪ್ರವೇಶ ಮಾಡಿದ್ದಲ್ಲ, ಯುದ್ಧಕ್ಕೆ ಮೊದಲು ಯುದ್ಧ, ಯುದ್ಧದ ಅನಂತರ ಮೂರು ಕಡೆ ಸಹ ಕೃಷ್ಣನ ಪಾತ್ರ ಬಹಳ ಮುಖ್ಯವಾಗಿ ಎದ್ದು ಕಾಣತಕ್ಕಂಥ ಪಾತ್ರ. ಒಮ್ಮೆ ಬಂದು ಒಮ್ಮೆ ಹೋಗೋದಲ್ಲ, ಸಾಮಾನ್ಯ ಹಂತದ್ದು ಅಲ್ಲ, ವಿಶಿಷ್ಟವಾದ ಹಂತದಲ್ಲಿ ಕೃಷ್ಣನ ಪಾತ್ರ ಇದೆ. ಮೂಲತಃ ಮಹಾಭಾರತ ಯುದ್ಧವನ್ನು ಯೋಜನೆ ಮಾಡಿದ್ದೇ ಕೃಷ್ಣ. ಅದಕ್ಕೆ ಕೃಷ್ಣ ಅವತಾರ ಮಾಡಿದ್ದೇ ಅದಕ್ಕೆ. ಕೌರವಾಣಾಂ ವಿನಾಶಾಯ ಅರ್ಘ್ಯ ಕೊಡಬೇಕಾದ್ರೆ ಹೇಳ್ತೇವೆ, ಕೌರವಾಣಾಂ ವಿನಾಶ. ಕೌರವರ ಸಂಹಾರ ಕೃಷ್ಣ ಅವತಾರದ ಮುಖ್ಯ ಉದ್ದೇಶಗಳಲ್ಲಿ ಒಂದು. ಸಾಮಾನ್ಯವಾಗಿ ನಮಗೆ ಯುದ್ಧ ಅನ್ನೋದು ಸಾಮಾಜಿಕವಾಗಿ ಅತಿ ಅನರ್ಥಕರವಾದಂಥ ಒಂದು ವಿಷಯ. ಅದನ್ನು ತಪ್ಪಿಸಬೇಕೇ ಹೊರತು ಅದನ್ನು ಮಾಡಿಸಬಾರದು ಅನ್ನೋದು ನಿಯಮ. ಶಾಂತಿಯನ್ನು ಸ್ಥಾಪನೆ ಮಾಡೋದು ಜನ ಇಷ್ಟಪಡ್ತಾರೆ. ಜಗಳಾಡ್ತಿದ್ದಾಗ ಬೆಳೆಸೋದಕ್ಕೆ ಇಷ್ಟಪಡೋದೆ ಸಹಜವಾದ ಪ್ರಕ್ರಿಯೆ. ಕೃಷ್ಣ ಹಾಗೆ ಮಾಡಲಿಲ್ಲ, ಯುದ್ಧವನ್ನು ಮಾಡಿಸಲೇಬೇಕು ಅಂತ ಮಾಡ್ತಾರೆ. ಹಾಗಿದ್ರೆ ಯುದ್ಧ ಶಾಂತಿಗೆ ಕಾರಣ ಆಗಲಾರದು ಅನ್ನೋ ವಾದ ಇಲ್ಲಿ. ಕೃಷ್ಣ ಯುದ್ಧ ಮಾಡಿಸದೆ ತಾನೇ ನಿಂತು ಅನ್ನೋ ಮಾತಿಲ್ಲಿ. ಅವತಾರ ಮಾಡಿರೋದು ಲೋಕ ಕಲ್ಯಾಣಕ್ಕೆ, ಮಾಡಿಸ್ತಿರೋದು ಯುದ್ಧ. ಯುದ್ಧದಿಂದ ಕಲ್ಯಾಣ ಆಗತ್ತಾ? ಇದೊಂದು ಸಮಸ್ಯೆ. ಹಾಗಿದ್ರೆ ಇವತ್ತು ಆಧುನಿಕರು ಕೂಡ ಶಾಂತಿ ಶಾಂತಿ ಅಂತ ಹೇಳ್ತಾರೆ ಹೊರತು ಹೇಳೋದು ಶಾಂತಿ. ಯುದ್ಧ ಮಾಡ್ತಿದ್ರು ಕೂಡ ಶಾಂತಿ ಶಾಂತಿ ಅಂತ ಹೇಳ್ತಿರ್ತಾರೆ. ಕೃಷ್ಣ ಮಾತನ್ನು ಯಾತಕ್ಕೆ ಹೇಳಲಿಲ್ಲ? ಇವೆಲ್ಲ ಗೊಂದಲಗಳು ಬರುತ್ತೆ. ಕೃಷ್ಣನ ಪಾತ್ರವನ್ನು ಆಧುನಿಕರೆಲ್ಲ ವಿಕೃತವಾಗಿ ಅರ್ಥ ಮಾಡಿಕೊಂಡವರೇ ಜಾಸ್ತಿ. ಕೃಷ್ಣ ತನ್ನ ಸ್ವಾರ್ಥ ಸಾಧನೆಗೋಸ್ಕರವಾಗಿ ಪಾಂಡವ ಕೌರವರನ್ನು ದಾಳ ಮಾಡಿಕೊಂಡು ಪಾಂಡವರ ಕಡೆ ತಾನು ನಿಂತು ಕೌರವರನ್ನು ಕೊಲಿಸಿ ಆನಂದಪಟ್ಟ ಅವನೊಂದು ಭ್ರಮೆ ಜನಗಳಿಗೆಲ್ಲ ಬಂತು ತಲೆಯೊಳಗೆ. ಕೃಷ್ಣನನ್ನು ಕ್ಲವರ್ ಅಂತನೋ ಕನ್ನಿಂಗ್ ಅಂತನೋ ಕರೆಯೋ ಜನಗಳು ಬೇಕಾಷ್ಟು ಜನ ಸಿಗ್ತಾರೆ. ಆದರೆ ಮೂಲತಃ ಕೃಷ್ಣ ಯಾತಕ್ಕೆ ಹಾಗೆ ಮಾಡಿದ? ಕೃಷ್ಣನ ವೈಶಿಷ್ಟ್ಯ ಏನು? ಯುದ್ಧ ಕರ್ತವ್ಯವೋ ಯುದ್ಧ ತ್ಯಾಜ್ಯವೋ, ಯುದ್ಧ ಅಗತ್ಯವೋ ಅನಗತ್ಯವೋ, ಇದು ಪ್ರಶ್ನೆ ಇದೆ. ಕೃಷ್ಣ ಅದಕ್ಕೆ ಉತ್ತರ ಕೊಡಲಿಕ್ಕೇನೆ ಉದ್ಯೋಗ ಪರ್ವ ಪ್ರಾರಂಭವಾಗಿತ್ತು. ಉದ್ಯೋಗ ಪರ್ವದಲ್ಲಿ ಕೃಷ್ಣ ಯುದ್ಧಕ್ಕಿಂತ ಮುಂಚೆ ಪಾಂಡವ ಕೌರವರೆಲ್ಲ ಯುದ್ಧದ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಒಂದು ಹಂತದಲ್ಲಿ ಕೃಷ್ಣ ಮೊದಲು, ಉಪಪ್ಲಾವ್ಯದಲ್ಲಿ ಪಾಂಡವರ ಸಭೆ, ವಿರಾಟ ಪರ್ವ ಮುಗಿದೋಗಿದೆ, ಅಜ್ಞಾತವಾಸ ಮುಗಿದಿದೆ. ವಿರಾಟ ಪರ್ವದಲ್ಲಿ ಆದ ತಕ್ಷಣ ಉಪಪ್ಲಾವ್ಯ ಅನ್ನೋ ಒಂದು ಪಟ್ಟಣ, ಅಲ್ಲಿ ಒಂದು ಸಭೆ, ಅದರಲ್ಲಿ ದೊಡ್ಡ ಸಮಾಲೋಚನೆ. ಪಾಂಡವರೆಲ್ಲ ಕೃಷ್ಣನ ಪ್ರಾರ್ಥನೆ ಮಾಡ್ತಾರೆ, ನಾವೀಗ ಏನು ಮಾಡಬೇಕು, 12 ವರ್ಷ ವನವಾಸ, 1 ವರ್ಷದ ಅಜ್ಞಾತವಾಸ ಮುಕ್ತಾಯ ಆಯಿತು. ಮುಕ್ತಾಯ ಅಂದರೆ ದುರ್ಯೋಧನ ತನ್ನ ಮಾತಿನಂತೆ ರಾಜ್ಯ ವಾಪಸ್ ಕೊಡಬೇಕು. ದ್ಯೂತದಲ್ಲಿ ಸೋತವರು ವನವಾಸ ಅಜ್ಞಾತವಾಸ ಮಾಡಬೇಕು, ಮುಗಿದ್ರೆ ರಾಜ್ಯ ವಾಪಸ್ ಕೊಡಬೇಕು. ಇದು ಸೇರ್ಕೊಂಡಿದೆ, ಅಗ್ರಿಮೆಂಟ್ನಲ್ಲಿ ಸೇರ್ಕೊಂಡಿದೆ. ದುರ್ಯೋಧನದ ಯಾವ ಪ್ರಸ್ತಾಪನೂ ಬರಲಿಲ್ಲ, ರಾಜ್ಯ ಕೊಡೋ ಪ್ರಸ್ತಾಪ ಬರಲಿಲ್ಲ. ಏನು ಮಾಡಬೇಕು, ದೊಡ್ಡ ಸಭೆಯನ್ನು ಸೇರಿಸಿದರು. ಆ ಸಭೆಯಲ್ಲಿ ಕೆಲವು ಮಾತುಗಳೆಲ್ಲ ಬಂತು. ಕೃಷ್ಣ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾ ಇದ್ದಾನೆ, ಏನು ಮಾಡಬೇಕು ನಾವೀಗ. ಈ ಮೂಲಕ ಕೃಷ್ಣ ಯುದ್ಧವನ್ನು ಯಾವ ರೀತಿ ಯೋಜನೆ ಮಾಡ್ತಾನೆ ನೋಡಬೇಕು. ಎಲ್ಲರಿಗೂ ಮಾತಾಡೋಕ್ಕೆ ಅವಕಾಶ ಕೊಡ್ತಾನೆ ಕೃಷ್ಣ. ಒಬ್ಬರು ಮಾತಾಡ್ತಾ ಹೋಗ್ತಾರೆ, ತುಂಬ ಜನಗಳು ಎರಡು ಪಕ್ಷ ವಹಿಸ್ತಾರಲ್ಲೂ ಕೂಡ. ಇಲ್ಲಿ ದ್ಯೂತ ಆಡಿ ಪಾಂಡವರು ರಾಜ್ಯ ಕಳ್ಕೊಂಡಿದ್ದೇ ತಪ್ಪು, ಈಗ ಅದನ್ನು ಕೇಳೋದು ತಪ್ಪು, ಅದು ಸ್ವಯಂಕೃತ ಅಪರಾಧ ಪಾಂಡವರದ್ದು, ಆದ್ದರಿಂದ ದುರ್ಯೋಧನನ ಕೊಡೋದು ಬಿಡೋದು ಅವನ ಕೈಯಲ್ಲಿದೆ, ನಾವು ಯಾತಕ್ಕೆ ಕೇಳಬೇಕು ಅಂತ ವಾದ ಶುರುವಾಯಿತು ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ದ್ಯೂತ ಅಧರ್ಮ, ಆದರೆ ಅದಕ್ಕೊಂದು ಏನೋ ಕರಾರು ಮಾಡಿಕೊಂಡು ಮಾಡಿದ್ರು, ಅದು ಮುಗಿದಿದೆ ವಾಪಸ್ ಕೊಡಬೇಕು ಅಂತ ಇನ್ನೊಂದು ವಾದ. ನಿಮಗೆ ಆಶ್ಚರ್ಯ ಆಗುತ್ತೆ, ಪಾಂಡವರು ರಾಜ್ಯವನ್ನು ಕೇಳಬೇಕಾಗಿಲ್ಲ, ದುರ್ಯೋಧನ ಕೊಡಬೇಕಾಗಿಲ್ಲ ಅನ್ನೋ ವಾದವನ್ನು ಮುಂದಿಟ್ಟವರು ಯಾರು ಗೊತ್ತಾ? ಬಲರಾಮ ದೇವರು ಮಾತಾಡಿದ್ರಂತೆ, ಇದು ಆಶ್ಚರ್ಯ. ಬಲರಾಮನ ಮಾತದು, ಇವರೆಲ್ಲ ತಾವೇ ಮಾಡಿಕೊಂಡ ತಪ್ಪಿಗೆ ದುರ್ಯೋಧನ ಯಾಕೆ ಹೊಣೆಗಾರನಾಗ್ತಾನೆ ಅಂತ ಮಾತಾಡಿದರು. ಆಗ ಸಾತ್ಯಕ್ಕೆ ಉತ್ತರವನ್ನು ಕೊಡುತ್ತಾನೆ, ಸಾತ್ಯಕ್ಕೆ ನಿರಾಕೃತ ಸಾತ್ಯಕ್ಕೆ ಆಚಾರ್ಯರು ಬರೀತಾರೆ. ಸಾತ್ಯಕ್ಕೆ ಬಲರಾಮದೇವರು ವಾದವನ್ನು ಪ್ರತಿಭಟನೆ ಮಾಡ್ತಾನೆ. ಸಾತ್ಯಕ್ಕೆ ಈ ಶಕ್ತಿ ಬರಲಿಕ್ಕೆ ಕೃಷ್ಣನ ಹೃದಯ ತಿಳ್ಕೊಂಡಿದ್ದಕ್ಕೆ ಆ ಶಕ್ತಿಯಿಂದ ಮಾತಾಡುತ್ತಾನೆ. ಇದು ಅವರ ವಾದ ನೋಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಮೇಲ್ನೋಟಕ್ಕೆ. ದುರ್ಯೋಧನ ಧರ್ಮರಾಜ ಯುದ್ಧೂತಕ್ಕೆ ಹೋದ, ದ್ಯೂತ ಆಡಿದ, ಸೋತ, ಅದು ಅವನ ತಪ್ಪು, ದುರ್ಯೋಧನ ಯಾತಕ್ಕೆ ಬೈಬೇಕು ಅಂತ ಅವ್ರ ವಾದ. ಅಲ್ಲಿ ತಪ್ಪೇನೋದು ಸಾತ್ಯಕ್ಕೆ ತೋರಿಸ್ತಾನೆ. ಧರ್ಮರಾಜ ತಾನೇನಾದ್ರೂ ದ್ಯೂತಕ್ಕೆ ಹೋಗಿ ಸೋತಿದ್ರೆ ಸರಿ, ಆದರೆ ದ್ಯೂತಕ್ಕೆ ಹೋಗಿದ್ದಲ್ಲ, ಕರೆಸಿದ್ದು ಅಲ್ಲಿಂದ ಶುರುವಾಗತ್ತೆ. ದ್ಯೂತಕ್ಕೆ ಕರೆಸಿದ್ದು ಸಂಚು ಮಾಡಿದರು. ಧೃತರಾಷ್ಟ್ರದ ಮೂಲಕ ದುರ್ಯೋಧನ ವ್ಯವಸ್ಥೆ ಮಾಡಿದ, ವಿದರಣ ಮೂಲಕ ಧೃತರಾಷ್ಟ್ರ ಹೇಳ್ಕಡಿಸಿದ. ಆಗ ಪಾಂಡವರು ಬಂದರು, ಅದು ಇವರು ಹೋಗಿದ್ದಲ್ಲ, ಅವರು ಕರೆಸಿದ್ದು ಅಂತ ಅನಲೈಸ್ ಮಾಡ್ತಾ ಹೋಗ್ತಾರೆ. ಇದು ಬಲರಾಮದೇವರಿಗೆ ಮುಖ್ಯ ಉತ್ತರ, ನಮಗೆಲ್ಲ ಉತ್ತರ ಇದು. ಆರೋಪ ಮಾಡ್ತಾರಲ್ಲ ಆಧುನಿಕರೆಲ್ಲ, ಆ ದುರ್ಯೋಧನ ತಾನು ತಪ್ಪು ಮಾಡಿಕೊಂಡ, ಏನು ತಪ್ಪಿದೆ ದುರ್ಯೋಧನ ಅಂತ ಕೇಳಿದ್ರೆ ಉತ್ತರ ಕೊಡ್ತಾರೆ. ದುರ್ಯೋಧನ ಮೋಸದಿಂದ ಕರೆಸಿದ, ತಂದೆಯ ಮುಖಾಂತರ ಅಪ್ಪಣೆ ಅಂತ ಕರೆಸಿದ. ಅದು ಕೇವಲ ಒಂದು ನೆಪ ಮುಂದಿಟ್ರು. ಏನು ನೆಪ ಗೊತ್ತಾ? ಇದು ದ್ಯೂತ ಇನ್ನೇನೂ ಅಲ್ಲ, ಒಂದು ಫ್ರೆಂಡ್ಲಿ ಮ್ಯಾಚ್ ಅಂತ ಶುರುವಾಯಿತು. ಮಕ್ಕಳೆಲ್ಲ ಸೇರಿ ಆಡೋದನ್ನು ನೋಡಬೇಕಾಗಿದೆ ಅಂತ ನಾಟಕ ಮಾಡ್ತಾನೆ ಧೃತರಾಷ್ಟ್ರ. ಮಕ್ಕಳೆಲ್ಲ ಸೇರಿ ಆಡೋದನ್ನು ನೋಡಬೇಕಾಗಿದೆ ಅಷ್ಟೇ, ಇನ್ನೇನೂ ಇಲ್ಲ. ಈಗ ಶುರು ಮಾಡಿದ ದ್ಯೂತನ ಕರೆಸಿದ್ದು ಈ ರೀತಿ ಶುರು ಮಾಡಿದ್ದೇನಂತ, ಪಣ ಇಡ್ಲಕ್ಕೆ ಶುರು ಮಾಡಿದ್ರು. ಒಂದೊಂದೇ ಪಣ ಇಡ್ಲಕ್ಕೆ ಶುರು ಮಾಡಿದ್ರು. ಪಣ ಇಡ್ತಾ ಇಡ್ತಾ ಎಲ್ಲಿಗೆ ಹೋಯಿತು? ಕೊನೆಗೆ ವಾದ ಬದಲಾಯಿಸಿಬಿಟ್ರು. ದ್ಯೂತ ಆಡಬೇಕು ಅಂತ ಹೊರಟಿದ್ದು, ಇದ್ದಕ್ಕಿದ್ದಾಗ ದುರ್ಯೋಧನ ಮಾಡಿದ್ದೇನು, ನಾನು ಆಡೋದಿಲ್ಲ ಶಕುನಿ ಆಡ್ತಾನೆ ಅಂತ ಚೇಂಜ್ ಮಾಡಿಬಿಟ್ಟಾಗಲೇ. ಈ ಟೀಮ್ ಅನೌನ್ಸ್ ಮಾಡಿದ್ಮೇಲೆ ಚೇಂಜ್ ಮಾಡಿದ್ರೆ ಸಿಟ್ಟು ಬರುತ್ತೆ ಲೆಕ್ಕ. ಟೀಮ್ ಅನೌನ್ಸ್ ಮಾಡಿದ್ರೆ ಚೇಂಜ್ ಮಾಡಬಾರ್ದು, ಹೋದ್ರೆ ವೇಕೆನ್ಸಿ ಹುಡಿಬೇಕಾಗೇನೆ. ಇವತ್ತಿನ ಆಟದಲ್ಲೂ ಬದಲಾಯಿಸೋದಿಲ್ಲ, ಸಡನ್ನೇ ವಿತರಣೆ ಮಾಡ್ಕೊಂಡ್ಬಿಡ್ತಾನೆ ಅವನು. ಎಷ್ಟು ತಪ್ಪುಗಳ ಸರಮಾಲೆ ಇದು, ಒಂದು ಕರೆಸಿದ ಕಾರಣನೇ ಬೇರೆ, ದ್ಯೂತದ ಆಡಲೇ ಇಲ್ಲ, ಶಕುನಿ ಆಡ್ತಾನೆ, ನಾನು ಫೈನಾನ್ಸ್ ಮಾಡ್ತೇನೆ ಅಂತ ಹೇಳಿದ ಜೊತೆಗೆ ಧರ್ಮರಾಜ ಬಲಿಪಶು ಮಾಡ್ತಾ ಹೋಗ್ತಾನೆ. ಧರ್ಮರಾಜ ಏನು ಮಾಡ್ಬೋದಾಗಿತ್ತು, ಪಾಪ ಪ್ಯಾಸಿವಾಗಿ ನಡ್ಕೊಂಡ್ಬಿಡ್ತಾನೆ. ಒಂದು ಕೆಲಸ ಮಾಡ, ಧರ್ಮರಾಜ ಒಂದು ಕೆಲಸ ಮಾಡ್ಬೋದಾಗಿತ್ತು. ಏನು ಗೊತ್ತೇನು ನೋಡು, ನೀವು ಕರೆಸಿದ್ದು ನಾವು ಆಡೋಣ ಅಂತ, ನೀನು ಆಡೋದಿಲ್ಲ ಅಂತ ಹೇಳೋದಾದ್ರೆ ನಾನು ಆಡೋದಿಲ್ಲ, ನೀನು ಶಕುನಿಯನ್ನು ಮುಂದೆ ಬಿಡ್ತೀಯ ಹೋದಲ್ಲೋ, ನಾನು ಭೀಮಸೇನ ಮುಂದೆ ಬಿಡ್ತೇನೆ ಅಂದ್ರೆ ಗತಿ ಏನಾಗ್ತಿತ್ತು ಲೆಕ್ಕ ಆಗಿ. ಭೀಮಸೇನ ವರ್ಷ ಶಕುನಿ ಆಗಿದ್ದರೆ ಅವತ್ತೇ ಮಾ ಅಲ್ಲಿಗೆ ಧರ್ಮಪರ ಬಂಗಲ ಆಗಿ ಹೋಗ್ತಿತ್ತು, ಮುಗಿಯೋದಾಗಲೇ. ಆದರೆ ಧರ್ಮರಾಜ ಮಾತು ಆಡಲಿಲ್ಲ, ಅದು ಆತನ ಸೌಜನ್ಯ ಅಂತ ಸಾತ್ಯಕ್ಕೆ ಎಲ್ಲ ಪ್ರಸ್ತಾಪ ಮಾಡ್ತಾನೆ. ಆಮೇಲೆ ಮಾಡಿದ್ದೇನು ದ್ಯೂತ, ಅಲ್ಲಿ ಭಾರಿ ಅನ್ಯಾಯ. ದ್ರೌಪದಿನ ಸಭೆ ಕರೋತ್ತರ ಹಕ್ಕೇನಿತ್ತು ಅವ್ರಿಗೆ, ಯಾಕೆ ಕರೆಸಿದ್ರು? ವಸ್ತ್ರಾಪಣಕ್ಕೆ ಯಾತಕ್ಕೆ ಪ್ರಯತ್ನ ಪಟ್ಟರು? ಎಲ್ಲ ಆರ್ಗ್ಯುಮೆಂಟ್ಸ್ ಎಲ್ಲ ಮುಂದಿಡ್ತಾ ಬರ್ತಾರೆ. ಕೊನೆಗೂ ಕೂಡ ಅನುದ್ಯೂತ ಯಾತಕ್ಕೆ ಬಂತು. ಕರಾರು ಮಾಡಿಕೊಂಡ ಮೇಲೆ ನಾವು ವನವಾಸ ಮುಗಿಸಿ ಅಜ್ಞಾತವಾಸನ ಮುಗಿಸಿ ಯಾತಕ್ಕೆ ಕೊಡ್ತಾ ಇಲ್ಲ, ಇವೆಲ್ಲ ವಿಚಾರ ಮಾಡಿದರೆ ದುರ್ಯೋಧನ ತಪ್ಪು ಮಾಡ್ತಾ ಇದ್ದ, ರಾಜ್ಯ ಕೊಡಲೇಬೇಕು ಅಂತ ಹೇಳಿದಾಗ ಆಗೋದು ಸ್ಥಿತಿ ಬಂದು ಎಲ್ಲ ಒಪ್ಪಿಕೊಂಡ್ರಾಗ. ಆ ಸಭೆಯಲ್ಲಿ ಒಟ್ಟು ತೀರ್ಮಾನ ಆಗಿದ್ದೇನು ಅಂದರೆ, ಬಲರಾಮದೇವರು ಹೇಳಿದ್ದು ಸರಿಯಲ್ಲ, ಅಥವಾ ಅವರಂತೆ ಮಾತಾಡೋರು ಯಾರ ಮಾತು ಸರಿಯಲ್ಲ, ಪಾಂಡವರು ಧರ್ಮಿಷ್ಠರಾಗಿ ನಡ್ಕೊಂಡಿದ್ದಾರೆ, ಅವರಲ್ಲಿ ಯಾವ ತಪ್ಪೂ ಇಲ್ಲ, ಅವರೀಗ ರಾಜ್ಯ ಕೆಡುತ್ತಿದ್ದಾರೆ, ಅವನು ಕೊಡಲೇಬೇಕು ಅಂತ ಹೇಳಿ ದ್ರುಪದ ಪ್ರೇಷಯಾಮಾಸ ಧೃತರಾಷ್ಟ್ರಾಯ ಶಾಂತಯೇ ತತಸಂಯಂತ್ರ ಅನುಮತೆ ಕೃಷ್ಣಸ್ಯ ಸ್ವಪುರೋಹಿತಂ ದ್ರುಪದ ಪ್ರೇಷಯಾಮಾಸ ಧೃತರಾಷ್ಟ್ರಾಯ ಶಾಂತಯೇ. ಉದ್ಯೋಗ ಪರ್ವದಲ್ಲಿ ನಿರ್ಣಯ ಆಚಾರ್ಯರಿಗೆ ಆ ಪುರೋಹಿತ ಬಂದ, ಪುರೋಹಿತನ ಕಳಿಸಿಕೊಟ್ಟು ಆಗ ಎಲ್ಲ ವಿಷಯ ತಿಳಿಸಿದೆ. ಆಮೇಲೆ ವಾಪಸ್ ಹೋದ ಧೃತರಾಷ್ಟ್ರ. ಎಲ್ಲ ಯೋಚನೆ ಅವ್ರು ಹೆದಂತೆ ಸಿಗದ್ದು, ರಾಜ್ಯ ಕೊಡ್ತೀರೋ ತಿಳಿಸಿಬಿಡಿ ನಮಗೆ ಅಂತ ಹೇಳಿದ. ಧೃತರಾಷ್ಟ್ರ ಭಾರಿ ಯೋಚನೆ ಮಾಡ್ದ, ಸಂಜಯನ ಕರೆದ, ಹೇಳಿ ಕಳಿಸ್ದ ಪಾಂಡವರಿಗೆ, ಹೇಳಿಬಿಡು ನನ್ನ ಮಕ್ಕಳು ಭಾರಿ ದುಷ್ಟರು, ನನ್ನ ಮಾತು ಕೇಳೋದಿಲ್ಲ. ಪಾಂಡವರು ಭಾರಿ ಒಳ್ಳೆಯವರು, ನನ್ನ ಮಾತು ಕೇಳ್ತಾರೆ. ನನ್ನ ಮಕ್ಕಳಿಗೆ ನಾನು ಹೇಳೋದಿಲ್ಲ, ಪಾಂಡವರಿಗೆ ಹೇಳ್ತೇನೆ. ಪಾಂಡವರೇ, ಈ ರಾಜ್ಯ ಬೇಕು ಅಂತ ಯಾತಕ್ಕೆ ಕಷ್ಟ ಪಡ್ತಾ ಇದ್ದೀರಿ ಅಷ್ಟೊಂದೀಗ? ರಾಜ್ಯ ಬೇಕೇ ಬೇಕು ಯಾತಕ್ಕೆ ನಿಮಗೀಗ? ಅಲ್ಲೇ ಧರ್ಮಕ್ಕೆ 72 ವರ್ಷ ಧರ್ಮರಾಜನಿಗಾಗ 72 ವರ್ಷ ಆಗೋಗ್ಬಿಟ್ಟಿದೆ. ಈ ವಯಸ್ಸಲ್ಲಿ ರಾಜ್ಯ ತಗೊಂಡು ಏನು ಮಾಡ್ತೀರಿ? ಶಾಂತಿ ಪ್ರಿಯರು, ಶಾಂತವಾಗಿದ್ದು ಬಿಡಿ. ನನ್ನ ಮಕ್ಕಳು ಮಾತು ಕೇಳಿದ್ರೆ ನೀವು ಮಾತು ಕೇಳ್ತೀರಿ, ನಿಮಗೆ ಹೇಳ್ತಾ ಇದ್ದೇನೆ. ರಾಜ್ಯ ಕೇಳಕ್ಕೆ ಹೋಗಬೇಡಿ ಮೊದಲನೇದು. ಮತ್ತೆ ಹೇಗೆ ಬದುಕಬೇಕು ಅಂತ ಕೇಳಿದರೆ, ಭೈಕ್ಷಚರ್ಯಾಂ ಭೋಜಕ ವೃಷ್ಟಿ ಅಂಧಕೇಶು ಅಂತ ಹೇಳ್ತಾನೆ. ನೀವು ಭಿಕ್ಷೆ ಬಿಡ್ಕೊಂಡು ಜೀವನ ಮಾಡಿ, ಹೇಗೆ ಅಭ್ಯಾಸ ಮಾಡ್ಕೊಂಡಿದ್ದೀರಲ್ಲ ಅಂತದ್ದು ಬೇರೆ, 12 ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಲ್ಲ, ಭಿಕ್ಷೆ ಬೇಡಬೇಡಿ. ಭಿಕ್ಷೆ ಕೂಡ ಎಲ್ಲಿ ಬೇಡಬೇಕು ಅಂತ, ನಮ್ಮಲ್ಲಿ ಬಿಡಬಾರ್ದು. ಮತ್ತೆ ಭೋಜ ವೃಷ್ಟಿ ಅಂಧಕೇಶು, ಯಾದವರಲ್ಲಿ ಭಿಕ್ಷೆ ಬೇಡಬೇಡಿ. ನಮ್ಮೂರಲ್ಲಿ ಭಿಕ್ಷೆನೂ ಹಾಕೋದಿಲ್ಲ ನಾವು, ಭಾರಿ ಶಾಂತಿ ಪ್ರಿಯರು, ನಮ್ಮ ಮಾತು ಕೇಳಬೇಕಂತ ಹೇಳ್ಕಳಿಸ್ತಾ. ಧೃತರಾಷ್ಟ್ರ ಈ ಮಾತಾಡೋದಕ್ಕೆ ಏನು ಕಾರಣ ಅಂದರೆ, ಅವತ್ತಿನವರೆಗೂ ಧರ್ಮರಾಜ ಒಂದು ಮಾತನ್ನು ಮೀರಿದ್ದಿಲ್ಲ ಧೃತರಾಷ್ಟ್ರನ ಮಾತನ್ನು. ಅರಗಿನ ಮನೆಗೆ ಹೋಗಿ ಅರಗಿನ ಮನೆಗೆ ಹೋದರು, ದೂತಾಡಿ ದೂತಾಡಿ ಏನು ಹೇಳಿದರು ಕೇಳಿದರು, ಇದನ್ನೂ ಕೇಳ್ತಾರೆ ಅಂತ ಹೇಳ್ಕಳಿಸಿದ. ತುಂಬಿದ ಸಭೆಯಲ್ಲಿ ದ್ರುಪದ ರಾಜನ ಪುರೋಹಿತ ವಾಪಸ್ ಬಂದ ಮೇಲೆ ಧೃತರಾಷ್ಟ್ರ ಕಡೆಯಿಂದ ಒಬ್ಬನು ಬಂದು ಸಂದೇಶವನ್ನು ಮುಂದಿಟ್ಟ. ಹೀಗೆ ಹೇಳಿದ್ದಾನೆ, ಅದು ಕಳಿಸಿದ್ದು ಯಾರ ಮೂಲಕ ಗೊತ್ತೇನೋ? ಅವರಿವ್ರ ಮೂಲಕ ಅಲ್ಲ, ಸಂಜಯನನ್ನು ಕಳಿಸಿಕೊಡ್ತಾನೆ. ಸಂಜಯ ಧೃತರಾಷ್ಟ್ರ ಅತ್ಯಂತ ಪ್ರಿಯ ಧೃತರಾಷ್ಟ್ರನಿಗೆ. ಸಂಜಯವ ಭಗವದ್ಗೀತೆಯನ್ನು ನೋಡಿ ಹೇಳೋದೇ ಸಂಜಯ. ಆತ ಬಂದು ತುಂಬಿದ ಸಭೆಯಲ್ಲಿ ಹೇಳ್ತಾನೆ ಈ ಮಾತನ್ನು. ಇದೆಲ್ಲ ಗಮನಿಸಬೇಕು, ಇದೆಲ್ಲ ಗುಟ್ಟಿನಲ್ಲಿ ನಡೆಯುವ ವಿಚಾರಗಳು, ಸಭೆಯಲ್ಲಿ ನಡೀತಾ ಇದೆ. ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟಲ್ಲಿ ನಮ್ಗೆ ಅರ್ಥ ಆಗುತ್ತಲ್ಲ ಆ ರೀತಿ ಅಲ್ಲಿ ಅದನ್ನು ವಂದಿಸ್ತಾರೆ. ಆಗ ಧರ್ಮರಾಜ ಮಾತಾಡ್ತಾನೆ. ಧರ್ಮರಾಜ ಏನು ಮಾತಾಡ್ತಾನೆ ಗೊತ್ತಾ? ಧೃತರಾಷ್ಟ್ರ ಇದೆಲ್ಲ ಹೇಳ್ಕಳಿಸಿದ್ದಾನೆ, ಅದನ್ನು ಒಪ್ಪೋದಿಲ್ಲ. ನಾವೀಗ ನಮ್ಮ ರಾಜ್ಯ ತಗೋತೇವೆ ಬಿಡುತ್ತೆ ಪ್ರಶ್ನೆಯಲ್ಲ, ನಮ್ಮ ಕರ್ತವ್ಯದ ಪ್ರಶ್ನೆ ಇದೆ. ನಿಮ್ಮ ರಾಜ್ಯದ ಅಗತ್ಯ ಇದೆಯಲ್ಲೋ ಪ್ರಶ್ನೆಯಲ್ಲ, ರಾಜ್ಯದ ಅಗತ್ಯದ ಪ್ರಶ್ನೆಯಲ್ಲ. ಒಬ್ಬ ಭಾರಿ ಶ್ರೀಮಂತನಿಗೆ ಅನ್ಯಾಯ ಇರುತ್ತೆ, ಕೋರ್ಟ್ ಕೇಸ್ ಆಗ್ತಾನೆ. ಯಾರೋ ಬಂದು ಹೇಳೋದು, ಇಷ್ಟು ಶ್ರೀಮಂತನಾಗಿದ್ದೆ ದುಡ್ಡಿದೆ ಮತ್ತೆ ಕೋರ್ಟ್ ಕೇಸ್ ಆಗ್ತೀನಿ ಅಂತ ಕೇಳಿದರೆ, ಇದು ಕೋರ್ಟ್ ಕೇಸ್ ದುಡ್ಡಿನ ಪ್ರಶ್ನೆ ಅಲ್ಲ, ಇದು ನ್ಯಾಯ ಅನ್ಯಾಯದ ಪ್ರಶ್ನೆ ಇದೆ. ರಾಜ್ಯ ನಮ್ಮ ಸಹಕ್ಕ, ಅದು ಒಂದು ನಮ್ಮ ರಾಜ್ಯ ನಮಗೆ ಬೇಕು, ಅದನ್ನು ಕೇಳ್ತಾ ಇದ್ದೇವೆ. ನಾವು ಭಿಕ್ಷೆ ಬೇಡ್ತೇವೋ ಏನು ಮಾಡ್ತೀವೋ ನಿಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ, ನಾವೇ ರಾಜ್ಯ ಕೊಡ್ತೀರೋ ಇಲ್ಲ ಅಷ್ಟ ಪ್ರಶ್ನೆ. ಈಗ ರಾಜ್ಯ ಕೊಟ್ಟರೆ ತಗೊಳ್ತೇವೆ, ಇಲ್ಲ ಹೋದ್ರೆ ತಗೊಳ್ಳೋ ನಮಗೆ ಗೊತ್ತಿದೆ ಅಂತ ಹೇಳ್ತಾರೆ. ಈ ಮಾತನ್ನ ತಕ್ಷಣ ಕೃಷ್ಣ ಅನುಮತಿ ಕೊಟ್ಟು ಕೃಷ್ಣ ಮಾತಾಡ್ತಾನೆ. ಹೌದು, ಧರ್ಮರಾಜ ಹೇಳಿ ಸರಿ ಅಂತ ಹೇಳಿಬಿಡ್ತಾರೆ. ಇಲ್ಲಿ ಒಂದು ಪ್ರಶ್ನೆಗೆ ಆಚಾರ್ಯ ಉತ್ತರ ಕೊಡ್ತಾರೆ. ಆವರಿಗೂ ಕೂಡ ಒಂದು ಮಾತನ್ನು ತೆಗೆದುಹಾಕ್ತಾ ಇದ್ದ ಧರ್ಮರಾಜ ಅವತ್ಯಾತಕ್ಕೆ ಕೇಳಲಿಲ್ಲ ಧೃತರಾಷ್ಟ್ರನ ಮಾತನ್ನ ಅಂತ ಕೇಳಿದರೆ, ಆಗ ಆಚಾರ್ಯ ಬರೀತಾರೆ, ಭೀಮಸೇನಾ ದ್ರೌಪದಿ ಇಬ್ಬರು ಕೂಡ ವನವಾಸದಲ್ಲಿದ್ದಾಗ ಧರ್ಮರಾಜನಿಗೆ ಆತನ ಕರ್ತವ್ಯವನ್ನು ಎಚ್ಚರಿಸಿರ್ತಾರೆ. ರಾಜ ಎಂದೂ ಕೂಡ ದುಷ್ಟರನ್ನು ಕ್ಷಮಿಸಬಾರದು, ಅನ್ಯಾಯವನ್ನು ಪ್ರತಿಭಟನೆ ಮಾಡಬೇಕು. ರಾಜ್ಞಾಂ ಪ್ರಥಮತೋ ಧರ್ಮ, ಧರ್ಮ ಜ್ಞಾನಾನುಪಾಲನ, ಧರ್ಮಜ್ಞಾನಗಳ ರಕ್ಷಣೆ ರಾಜ್ಯನ ಮುಖ್ಯ ಕರ್ತವ್ಯ ಅಂತೆಲ್ಲ ಎಚ್ಚರಿಸಿರ್ತಾರೆ. ಹಠವಾದೆ ಭೀಮ ದ್ರೌಪದಿಯನ್ನು ಹೇಳಿದ್ರೆ ಅದನ್ನೆಲ್ಲ ಗಟ್ಟಿ ಮಾಡ್ಕೊಂಡ್ಬಿಟ್ಟಿರ್ತಾನೆ, ಅದನ್ನು ಒಪ್ಪಿಸ್ತಾನೆ. ಇದು ಭಾರಿ ಇಂಪಾರ್ಟ್. ಧರ್ಮರಾಜ ಚೇಂಜ್ ಆಗಿದ್ದಾನೆ. ಇಷ್ಟು ದಿವಸಗಳ ಕಾಲ ಧರ್ಮರಾಜ ಇದ್ದಿದ್ದ ರೀತಿನೇ ಬೇರೆ, ಈಗಿರೋ ರೀತಿನೇ ಬೇರೆ. ಇದನ್ನು ತಯಾರು ಮಾಡಿದ್ದು ಯಾರು ಅಂದರೆ ಭೀಮಸೇನ ತಯಾರು ಮಾಡಿದ್ದು. ಆ ಸಮಯದಲ್ಲಿ ಮತ್ತೆ ವಾಪಸ್ ಹೋಗ್ತಾನೆ. ಅದನ್ನು ಭಿಕ್ಷೆ ಬೇಕಾಷ್ಟು ನಡೆಯುತ್ತೆ, ರಾಜ್ಯ ಕೊಡೋದಿಲ್ಲ, ಕೊಡಲೇ ಹೋದರೆ ಯುದ್ಧಕ್ಕೆ ನಿಶ್ಚಿತ ಅಂತ ಹೇಳಿಬಿಡ್ತಾನೆ. ಸಂಜಯ ಹೋಗ್ತಾನೆ, ಧೃತರಾಷ್ಟ್ರನ ಬೈತಾನೆ, ನಿನ್ನಂಥ ಕೆಟ್ಟವನ ಪ್ರತಿನಿಧಿಯಾಗಿ ಹೋಗಿ ನಾನು ಬಯಸಿಕೊಂಡೆ ಕೃಷ್ಣನ ಕೈಯಲ್ಲಿ ಅಂತ ಬೈದುಬಿಟ್ಟು ಹೋಗಿಬಿಡ್ತಾನೆ. ಆಗಲಿ ವಿದುರ ನೀತಿಯ ಪ್ರಸಂಗ ಬರುತ್ತೆ, ಅದೆಲ್ಲ ಮುಗಿದೋಗುತ್ತೆ. ಆಮೇಲೆ ಈ ಕಡೆಯಿಂದ ಎಷ್ಟು ದಿವಸ ಆದರೂ ಕೌರವರ ಕಡೆಯಿಂದ ನೋ ರೆಸ್ಪಾನ್ಸ್. ಈ ಕಡೆ ಕೃಷ್ಣ ಕೊನೆಯ ಒಂದು ಮಾತು ಹೇಳ್ತಾನೆ ಧರ್ಮರಾಜ, ಇವ ರಾಜ್ಯ ಕೊಡೋದಾದರೆ ಸರಿ, ಇಲ್ಲದ ಹೋದರೆ ಯುದ್ಧ ಅಂತ ತಿಳ್ಕೊಂಡು ಬಿಡ್ತೇವೆ, ಯಾವುದನ್ನು ಹೇಳ್ಕಳಿಸಿ ಅಂತ ಹೇಳಿರ್ತಾರೆ. ಇವರಿಂದ ಉತ್ತರನೇ ಬರೋದಿಲ್ಲ. ಆಗ ಧರ್ಮರಾಜ ಕೃಷ್ಣನ ಪ್ರಾರ್ಥನೆ ಮಾಡ್ತಾನೆ, ಕೃಷ್ಣ ಅವರಿಂದ ಏನು ಉತ್ತರನೇ ಬರೋದಿಲ್ಲ, ಅವರು ಕೊಡೋದಿಲ್ಲ ಅಂತ ಅರ್ಥ, ಈಗ ಅವ್ರಿಗೆ ರಾಜ್ಯ ಕೊಡೋದಿಲ್ಲ ಅಂತ ಅರ್ಥ, ಯುದ್ಧ ನಿಶ್ಚಿತ ಅಂತ ಅರ್ಥ, ಯುದ್ಧ ಮಾಡಿಬಿಡಬೇಕಾಗತ್ತಲ್ಲ ಅಂತ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಧರ್ಮರಾಜ ಹೌದು ಅವರೇನೋ ಕಳಿಸಿಲ್ಲ, ಯುದ್ಧ ನಿಶ್ಚಿತನೇ, ಆದರೂ ಕೂಡ ನಾವು ಹಾಗೆ ಅವರಿಗೇನು ಉತ್ತರ ಬಂದಿಲ್ಲ ಅನ್ನೋ ಕಾರಣ ಇಟ್ಟುಕೊಂಡು ಯುದ್ಧಕ್ಕೆ ಹೋಗಬಾರ್ದು. ಯಾಕೆ? ನಾವು ವಾಚ್ಯರಾಗಬಾರದು, ಕೃಷ್ಣ ಹೇಳ್ತಾನೆ, ವಾಚ್ಯರಾಗಬಾರ್ದು. ನಾವು ವಾಚ್ಯರಾಗೋದು ಅಂದ್ರೇನು? ವಾಚ್ಯರಾಗೋದು ಪದ ಅರ್ಥ ಆಗಲ್ಲ, ಅವಾಚ್ಯ ಶಬ್ದ ಅಂದ್ರೆ ನಮ್ಗೆ ಅರ್ಥ ಆಗತ್ತೆ. ಅವಾಚ್ಯ ವಾಚ್ಯ, ವಾಚ್ಯ ಅಂದ್ರೆ ನಿಂದ್ಯ ಅಂತ. ಕಾಲೇ ಅದಾತ ಪಿತಾ ವಾಚ್ಯ ಗುಣಸ್ಮೃತಿಯಲ್ಲಿ ಬರುತ್ತೆ. ಸಕಾಲದಲ್ಲಿ ವಿವಾಹ ಮಾಡದೆ ಹೋದ್ರೆ ಹೆಣ್ಮಕ್ಕಳಿಗೆ, ಉಪನಯನ ಮಾಡದೆ ಹೋದ್ರೆ ಗಂಡು ಮಕ್ಕಳಿಗೆ ಅಂತ ತಂದೆ ತಾಯಿಗಳು ವಾಚ್ಯರಾಗ್ತಾರೆ, ನಿಂದ್ಯರಾಗ್ತಾರೆ ಅಂತ ಅರ್ಥ. ಇವತ್ತು ಹಾಗೆ ಯುದ್ಧ ಶುರು ಮಾಡಿಬಿಟ್ರೆ ಕೌರವರ ಕಡೆ ಜನ ಬರೀತಾರೆ, ಮುಂದಿನ ಜನ ಅಂತಾರೆ. ಪಾಂಡವರು ಕೌರವರಿಂದ ಯಾವ ಉತ್ತರನೂ ಬರಲಿಲ್ಲ ಅಂಥೇಳಿ ಯುದ್ಧ ಶುರು ಮಾಡಿಬಿಟ್ರು. ಯುದ್ಧ ನಿಲ್ಲಿಸೋ ಪ್ರಯತ್ನ ಪಡಬಹುದಾಗಿತ್ತು ಅನ್ನೋ ಒಂದು ಆರೋಪವನ್ನು ಹೊರಿಸ್ತಾರೆ. ಅದಕ್ಕೆ ನಾನು ಯುದ್ಧ ನಿಲ್ಲಿಸೋ ಪ್ರಯತ್ನ ಪಡ್ತೇನೆ, ನಾನೇ ಹೋಗ್ತೇನೆ ಅಂತ ಕೃಷ್ಣ ಹೇಳ್ತಾರೆ. ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಧೃತರಾಜ ಯುದ್ಧಕ್ಕೆ ಸಿದ್ಧರಾಗಿರೋದು ಯಾರೋ ಸಿದ್ಧರಾಗಿಬಿಟ್ಟಿದ್ದಾರೆ ದುರ್ಯೋಧನಾದಿಗಳು. ಕೃಷ್ಣ ಅವಾರ್ಡ್ ಮಾಡಲು ಪ್ರಯತ್ನ ಪಡಲಿಲ್ಲ ಅಂತ ಯಾರಾದ್ರು ಅಂದರೆ ಕೃಷ್ಣ ತಾನೇ ಹೇಳ್ತಾನೆ ನಾನು ಹೋಗ್ತೇನೆ, ಈಗ ಯುದ್ಧವೋ ಶಾಂತಿ ನಿಶ್ಚಯ ಮಾಡ್ಕೊಂಡು ಬರ್ತೇನೆ ಅಂತ ಕೃಷ್ಣ ಹೊರಡ್ತಾನೆ. ಆಗ ಧರ್ಮರಾಜ ಹೇಳ್ತಾನೆ, ಕೃಷ್ಣ ಅವ್ರು ಭಾರಿ ದುಷ್ಟ ಜನಗಳು, ನಿನಗೆ ಅವಮಾನವನ್ನು ಮಾಡ್ತಾರೆ, ಆದ್ದರಿಂದ ಒಂದು ಕೆಲಸ ಮಾಡೋಣ, ಇಲ್ಲ ಯುದ್ಧ ಮಾಡೋಣ ಅಥವಾ ಯುದ್ಧ ಬೇಡ ಬಿಲಿಸೇ ಬಿಡೋಣ, ಈ ತಂಟೆನೇ ಬೇಡ, ಇದು ರಾಜ್ಯ ಇಲ್ಲದೆ ಹೋದರೂ ಪರವಾಗಿಲ್ಲ, ನೀನು ಮಾತ್ರ ಹೋಗಬೇಡ ಅಂತ ಹೇಳ್ತಾನೆ ಧರ್ಮರಾಜ. ನೀನು ಮಾತ್ರ ಹೋಗಬೇಡ, ಯಾತಕ್ಕೆ ಅಂದರೆ ಅವರು ಅಯೋಗ್ಯರು, ಅವಮಾನ ಮಾಡ್ತಾರೆ, ನೀನು ಅವಮಾನವಾದರೆ ತಡ್ಕೊಳ್ಳೋ ಶಕ್ತಿ ನಮಗಿಲ್ಲ, ಅದಕ್ಕೆ ರಾಜ್ಯ ಬೇಕಾದ್ರೆ ಬಿಟ್ಟುಬಿಡ್ತೇವೆ, ನಿನಗೆ ಅವಮಾನವಾಗಬಾರದು ಅಂತ ಹೇಳ್ತಾರೆ ಧರ್ಮರಾಜ. ಎಷ್ಟು ದೊಡ್ಡವನು ಅಂತ ಹೇಳೋದಕ್ಕೆ ಏ ಮಾತು. ಆ ಕೃಷ್ಣ ಹೇಳ್ತಾನೆ, ಧರ್ಮರಾಜ ನನಗೆ ಅವಮಾನ ಆಗೋದು ನಿನಗೆ ಇಷ್ಟ ಇಲ್ಲ, ನಿಮಗೆ ಅಪಕೀರ್ತಿ ಬರೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ ಕೃಷ್ಣ. ನಿಮಗೆ ಅಪಕೀರ್ತಿ ಬರಬಾರದು, ಪಾಂಡವರು ದುಡುಕಿ ಬಿಟ್ಟರು ಅಂತ ಅನ್ಕೋಬಾರದು ಯಾರು ಕೂಡ, ಅದಕ್ಕೆ ನಾನು ಹೋಗ್ತೇನೆ. ನಾನೇನಾದ್ರು ಮಾಡಿ ನನ್ನದು ಮುಖ್ಯ ಅಲ್ಲ, ನನಗೆ ಮುಖ್ಯ ನಿಮ್ಮ ಮರ್ಯಾದೆ ಅಂತ ಹೇಳ್ತಾರೆ. ಎಷ್ಟು ಏನು ಕರುಣ ನಿಧಿಯೋ ಹರಿ ಅಂತಿದೆಯಲ್ಲ, ಅರ್ಥ ಮಾಡ್ಕೋಬೇಕು. ಭಕ್ತರಿಗೆ ಅಪಕೀರ್ತಿ ಬರಬಾರದು, ನಾನು ಹೋಗಿ ಬರ್ತೇನೆ ಅಂತ ಹೇಳಿಬಿಟ್ಟು ಸಭೆ ಸೇರಿಸ್ತಾನೆ. ಎಲ್ಲರನ್ನೂ ಕೇಳ್ತಾನೆ, ಹೇಳಿ ನೀವೀಗ ನಿಮಗೆ ಯುದ್ಧ ಬೇಕೋ ಶಾಂತಿ ಬೇಕು? ಧರ್ಮರಾಜ ಅಂತೂ ಕೃಷ್ಣ ಶಾಂತಿಗೆ ನಾನು ಸಿದ್ಧ ಅಂದ್ಬಿಡ್ತಾನೆ. ಇನ್ನು ನೆಕ್ಸ್ಟ್ ಭೀಮಸೇನ ದೇವರನ್ನು ಕೇಳ್ತಾನೆ, ಭೀಮಸೇನ ನಿನಗೇನು ಬೇಕು, ಯುದ್ಧನೋ ಶಾಂತಿನೋ ಅಂತ ಕೇಳಿದ್ರೆ ಭೀಮಸೇನ ಹೇಳ್ತಾರೆ ನಾನು ಶಾಂತಿ ಇಷ್ಟಪಡ್ತೇನೆ ಅಂತ ಹೇಳಿಬಿಟ್ಟು, ನಾನು ಶಾಂತಿ ಇಷ್ಟಪಡ್ತೇನೆ. ಆಗ ಕೃಷ್ಣ ಹೇಳ್ತಾನೆ, ಏನು ಭೀಮಸೇನ ಪರ್ವತ ಹಗುರ ಅಂತ ಹೇಳಿದರೆ ಎಷ್ಟು ಆಶ್ಚರ್ಯ ಆಗುತ್ತೋ, ಸೂರ್ಯ ದಿಕ್ಕು ಬದಲಾಯಿಸಿ ಹುಟ್ಟಿದರೆ ಎಷ್ಟು ಆಶ್ಚರ್ಯ ಆಗುತ್ತೋ, ಸಮುದ್ರ ಉಕ್ಕೇರಿದರೆ ಹೇಗೋ ಅಷ್ಟು ಆಶ್ಚರ್ಯ ಆಗ್ತಾ ಇದೆ ನನಗೆ, ನಿನ್ನ ಬಾಯಿಲಿ ಶಾಂತಿಯ ಮಾತಾ ಅಂತ ಕೇಳ್ತಾನೆ. ನಿನ್ನ ಬಾಯಿಲಿ ಶಾಂತಿಯ ಮಾತಾ, ಯಾತಕ್ಕೆ ಶಾಂತಿಯ ಪ್ರಸ್ತಾಪ ಮಾಡಿದೆ, ಯುದ್ಧದ ಬಗ್ಗೆ ಭಯ ಆಯ್ತಾ ಅಂತ ಕೃಷ್ಣ ಕೇಳಿದರೆ. ಆಗ ಭೀಮಸೇನ ಹೇಳ್ತಾರೆ, ಕೃಷ್ಣ ಭೀಮ ಯಾತಕ್ಕೆ ಹೇಳಿದ ಅಂತ ಕೃಷ್ಣನಿಗೆ ಗೊತ್ತು, ಕೃಷ್ಣ ಹೇಳ್ತಾರೆ ಭೀಮಸೇನಿಗೆ ಗೊತ್ತು, ಲೋಕದೃಷ್ಟಿಯಲ್ಲಿ ಮಾತಾಡ್ತಾರೆ. ಯುದ್ಧ ಬಂದ ತಕ್ಷಣ ಭಯ ಆಯ್ತಾ ಅಂತ ಕೇಳಿದ ತಕ್ಷಣ ಭೀಮಸೇನ ಹೇಳ್ತಾನೆ, ಕೃಷ್ಣ ಇಡೀ ನನ್ನ ಜೀವನದಲ್ಲಿ ಗೊತ್ತಿಲ್ಲದೆ ಇರೋ ಒಂದೇ ಒಂದು ವಸ್ತು ಅಂದರೆ ಭಯ ಅಂತ ಹೇಳ್ತಾನೆ. ನಾನು ಟೋಟಲಿ ಅನ್ಹರ್ಡ್, ನನಗೆ ಭಯ ಅಂದ್ರೆ ಗೊತ್ತೇ ಇಲ್ಲ ನನಗೆ. ನಾನೀಗ ಭಯ ಯಾರು ಪಡ್ತಾರೆ ಗೊತ್ತಾ, ಶಕ್ತಿ ಯಾರಿಲ್ಲ ಅವ್ರು ಭಯ ಪಡ್ತಾರೆ, ನನಗೆ ಶಕ್ತಿ ಎಷ್ಟಿದೆ ಗೊತ್ತಾ ಅಂತ ಭೀಮಸೇನ ಹೇಳ್ತಾನೆ. ಇಡೀ ಬ್ರಹ್ಮಾಂಡವನ್ನು ಸೀಡಿ ಬಿಡಬಲ್ಲೆ ನಾನು ಅಂತ ಹೇಳ್ತಾನೆ, ಸೀಡಿ ಬಿಡಬಲ್ಲಿ ನನ್ನ ಎರಡು ತೋಳುಗಳ ಮಧ್ಯೆ ಸಿಕ್ಕರೆ ಇಂದ್ರಾದಿ ದೇವತೆಗಳು ತಪ್ಪಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ, ಅವರೆಲ್ಲರ ಕಥೆ ಮುಗಿತು ಅಂತಾನೆ ಅರ್ಥ. ಬ್ರಹ್ಮಾಂಡ ತಾಳ ಮಾಡಿಬಿಡ್ತೇನೆ ಬೇಕಾದ್ರೆ, ಎಲ್ಲ ಮೂಲ ಮಹಾಭಾರತದಲ್ಲಿ ಸಿಗುತ್ತೆ ವಾಕ್ಯಗಳೆಲ್ಲ ಕೂಡ. ಇಷ್ಟು ಶಕ್ತಿ ನನಗೆ ಭಯ ಎತ್ತಕ್ಕೆ ನನಗೀಗ ಭಯದ ಪ್ರಶ್ನೆಯಲ್ಲ, ಅದು ಕೇವಲ ಲೋಕದ ಹಿತದ ಪ್ರಶ್ನೆ ಅಷ್ಟೆ. ಭೀಮ ಒಬ್ಬ ಒಪ್ಪಿದ್ರೆ ಯುದ್ಧ ನಿಲ್ತಿದ್ದು ಅಂತ ಜನ ಅನ್ಕೋಬಾರ್ದು, ನಾನು ಒಪ್ಪಲಿಲ್ಲ ಅಂತ ಅಪಖ್ಯಾತಿ ಬರಬಾರ್ದು. ಅದಕ್ಕೆ ನೀವೆಲ್ಲ ಒಪ್ಪೋದಾದ ಯುದ್ಧಕ್ಕೆ ನಾನು ಸಿದ್ಧನಿಲ್ಲ, ಶಾಂತಿನೇ ಆಗಲಿ ಅಂತ ಹೇಳಿದರೆ ಭಯದ ಪ್ರಶ್ನೆಯಲ್ಲ, ಅಶಕ್ತಿಯ ಪ್ರಶ್ನೆಯಲ್ಲ ಅಂತ ಹೇಳಿದ ತಕ್ಷಣ ಆಗಲೇ ಕೃಷ್ಣ ಹೇಳೋದು, ಭಲೇ ಭೀಮಸೇನ ಯತ್ಕಿಂಚಾತ್ಮನೇ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮಪ್ಪೇ ತತ್ವಯಿ ಸಂಭಾವಯಮ್ಯ. ನಿನ್ನ ಶಕ್ತಿಯನ್ನು ಬ್ರಹ್ಮಾಂಡ ಸೀಡ್ಬಿಡ್ತೇನೆ ಅಂತ ಹೇಳಿದೆಯಲ್ಲ, ಅದು ಭಾರಿ ಕಡಿಮೆ ಹೇಳ್ಕೊಂಡಿದ್ದೀನಿ ನೀನೀಗ, ಅದಕ್ಕಿಂತ ಸಾವಿರಾರು ಪಟ್ಟು ಜಾಸ್ತಿ ಶಕ್ತಿ ತೆರಿಗೆದೆ ಅಂತ ನನಗೆ ಗೊತ್ತು ಅಂತ ಕೃಷ್ಣ ಹೇಳ್ತಾರೆ. ಅದು ಲೇಷತಃ, ಇದು ಅಲ್ಲಿ ಬಂತಲ್ಲ ಲೇಷತಃ, ನೀನು ಶಕ್ತಿತ ಅಲ್ಲ ಲೇಷತಃ ಹೇಳ್ಕೊಂಡಿದ್ದಿ ಅಷ್ಟೇ, ಅದು ಸತ್ಯವಾದ ಮಾತು. ಯಾತಕ್ಕೆ ಬ್ರಹ್ಮಾಂಡ ಸೀಡ್ಬಿಡ್ತಾರೆ ಭೀಮಸೇನ ಅಂದ್ರೆ ಹೌದು, ಆವಕಚ್ಚಪ ರೂಪದಿಂದ ಲಂಡೋದ ಕದಿ ಭೂಮಿ ಧರಿಸಿದ ಶೇಷ ಮೂರುತಿಯನ್ನು, ಭೂಮಿಯನ್ನೇ ಹೊತ್ತ ಶೇಷದೇವರನ್ನೇ ಮೈ ಮೇಲೆ ಹೊತ್ತಿರಬೇಕಾದ್ರೆ ವಾಯುದೇವರೇ ಭೀಮಸೇನ, ಅವರೇನು ಅಶಕ್ತಿಯ ಪ್ರಶ್ನೆ ಇಲ್ಲ, ಭಲೇ ಭೀಮಸೇನ ಅಂತ ಹೋಗಿಬಿಟ್ಟು ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರ ಸಮಾಹಿತ ಧೂರರ್ಜುನೇನ ಓಢವ್ಯ ಓಢವ್ಯೋ ಇತರೋ ಜನ. ಭೀಮಸೇನ ಯುದ್ಧ ನಡೀಲೇಬೇಕು, ಯುದ್ಧದ ಭಾರ ನಿನ್ನ ಮೇಲೆ ಇದೆ ಅಂತ ಹೇಳ್ತಾರೆ. ಎಲ್ಲ ಕೆಲಸ ನಿಮ್ಮ ಭಾರ ನಿಮ್ಮ ಮೇಲೆ ಭಾರ ಇದೆ ಅಂತ ಇಡಿಎಂ ಕೃಷ್ಣ ಉಪಯೋಗಿಸಿದೆ ಇಡಿಎಂ, ಅದು ನಿಮ್ಮ ಮೇಲೆ ಭಾರ ಹಾಕಿದ್ದೇನೆ ಅಂತ ಹೇಳ್ತಾರಲ್ಲ, ನಿನ್ನ ಮೇಲೆ ಭಾರ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಭೀಮಸೇನಿಗೆ ಭಾರತ ಅಂತ ಹೆಸರಾಯಿತು, ಭಾರತ ಭಾರ ಹೊತ್ತವನು ಅಂತ ಅರ್ಥ, ಭಾರ ಹೊತ್ತವನು ಭಾರತ. ಸೊ ಮಹಾಭಾರತ ಅಂದ್ರೆ ಭೀಮಸೇನ ಅಂತಾನೆ ಅರ್ಥ, ಮಹಾಭಾರ ಹೊತ್ತವನು ಭೀಮಸೇನ. ಕೃಷ್ಣ ಹೇಳ್ತ ನಿನ್ನ ಮೇಲೆ ಭಾರ ಇದೆ, ಯುದ್ಧಕ್ಕೆ ನೀನು ಸಮರ್ಥ ಅಂತ ಗೊತ್ತು, ಯುದ್ಧ ಆಗುತ್ತೆ ನೀನು ಮಾಡಬೇಕು ಅಂತೇಳಿ ಅರ್ಜುನ ನಿನ್ನ ವಿಷಯ ಏನು ಅಂತ ಕೇಳ್ತಾನೆ. ಅರ್ಜುನ ಶಾಂತಿ ಎಂದು ಬಿಡ್ತಾನೆ. ನಕುಲ ಸಹದೇವರನ್ನು ಕೇಳಿದಾಗ ಸಹದೇವ ಹೇಳ್ತಾನೆ, ನಾನು ಶಾಂತಿಗಿಂತ ಒಪ್ಪೋದಿಲ್ಲ, ನನಗೆ ಬೇಕಾಗಿದ್ದು ಯುದ್ಧ, ಇವ್ರು ಯಾರು ಬರಲಿ ಬಿಡಲಿ ನಾನಂತ ಯುದ್ಧ ತಯಾರು ಅಂತ ಹೇಳಿಬಿಡ್ತಾನೆ. ಸಹದೇವ ಒಬ್ಬನೇ ಭಾರಿ ವೀರಾವೇಶದಿಂದ ಮಾತಾಡಕ್ಕೆ ಕಾಣುತ್ತೆ. ಇದೇನೆಂದ್ರೆ ಎಮೋಷನಲ್ ಮಾತುಗಳಿವೆಲ್ಲ, ಅರ್ಥ ಇಲ್ಲದ ಮಾತುಗಳು. ದೊಡ್ಡವರೆಲ್ಲ ಬೇಡ ಅಂತ ಹೇಳಿದಾಗ ಸಹದೇವ ಮಾತಾಡ್ತಾನೆ ಅಂದರೆ ಅದು ಉದ್ವೇಗದ ಮಾತೆ ಹೊರತು ಅದು ಹೀರೋಯಿಸಮ್ ಅಲ್ಲ, ಅದು ಉದ್ವೇಗ ಅಷ್ಟೇ. ಕೊನೆಯ ಕೃಷ್ಣ ದ್ರೌಪದಿನ ಕೇಳ್ತಾನೆ, ಅಮ್ಮ ದ್ರೌಪದಿ ನಿನ್ನ ಅಭಿಪ್ರಾಯ ಹೇಳಿ, ಯುದ್ಧ ಬೇಕೋ ಶಾಂತಿ ಬೇಕು, ಇದು ಫೈನಲ್. ಬಹುಶಃ ಹೆಂಗಸರು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ನಮ್ಮನ್ನು ಯಾರು ಕೇಳ್ತಾರೆ ಅಂತ ಮಾತಾಡ್ತಿರ್ತಾರೆ ಹೆಂಗಸರೆಲ್ಲ, ನಮ್ಮನ್ನು ಯಾರು ಕೇಳ್ತಾರೆ? ಧೈರ್ಯ ಕೊಡು, ಕೃಷ್ಣ ಕೇಳ್ತಾರೆ, ಯಾಕೆ ಯೋಚನೆ ಮಾಡ್ತೀರಿ ಅಂತ ಹೇಳ್ತಾರೆ. ನಾನು ಕೇಳ್ತೇನೆ ದ್ರೌಪದಿ, ನಿನ್ನ ವಿಷಯ ಹೇಳು, ನೀನು ಯುದ್ಧ ಬೇಕೋ ಶಾಂತಿ ಬೇಕು. ಆಗ ದ್ರೌಪದಿ ಹೇಳ್ತಾರೆ, ಕೃಷ್ಣ ಸಂಧಿ ನಶ್ಯಾದಿತಿ ಪಾರ್ಷತಿ, ಸಂಧಿ ಏನು ಮಾಡಿದ್ರು ಆಗಬಾರದು. ನನಗೆ ಅವಮಾನ ಮಾಡಿ ನನ್ನ ತಲೆಗೂದಲಿ ಕೈ ಹಾಕಿದ್ದಾರೆ, ಸೀರೆ ಸರಿ ಕೈ ಹಾಕಿದ್ದಾರೆ, ಅವ್ರು ಯಾರೂ ಬದುಕಬಾರದು, ಯುದ್ಧ ಆಗಲೇಬೇಕು ಅಂತ ಹೇಳ್ತಾರೆ. ಕೃಷ್ಣ ತಕ್ಷ್ಣ ಓಂ ಅಂತ ಹೇಳ್ತಾರೆ, ಆಯಿತು ದ್ರೌಪದಿ ಅಂತ ಹೇಳ್ತಾರೆ, ಮುಗಿದೋಯ್ತು. ಏನು ವಿಷಯ ನಮಗೆ ಗೊತ್ತಾಯ್ತು, ಈಗ ಕೃಷ್ಣ ಯುದ್ಧಕ್ಕೆ ಒಪ್ಪಿಗೆ ಕೊಟ್ಟಾಯ್ತು. ದ್ರೌಪದಿ ಕೃಷ್ಣ 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 ದ್ರೌಪದಿ ಕೃಷ್ಣ ಕೃಷ್ಣೆ ಕೃಷ್ಣ ಅರ್ಥ ಆಗುತ್ತೆ ನಮಗೆ. ಅಲ್ಲಿ ಕೃಷ್ಣ ಹೊರಡ್ತಾನೆ ಯುದ್ಧ ಸಂಧಿಗೆ ಅಂತ ಹೊರಡ್ತಾನೆ, ನಿಜವಾಗ್ಲೂ ಸಂಧಿಗೆ ಅಂತ ಹೊರಡ್ತಾನೆ. ದ್ರೌಪದಿ ಮಾತು ಕೊಟ್ಟಿದ್ದಾರೆ, ಯುದ್ಧ ಮಾಡಿಸೇ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದು ಕೆಲವು ಪ್ರಶ್ನೆ ಇದೆ ಮುಂದೆ. ಕೃಷ್ಣ ಯುದ್ಧಕ್ಕೆ ಭಾರಿ ಪ್ರಯತ್ನ ಪಟ್ಟ, ನಿಲ್ಲಿಸ್ಬೇಕು ಅಂತ ಹೇಳಿ. ಕೃಷ್ಣ ಟ್ರೈಡ್ ಇಸ್ ಬೆಸ್ಟ್ ಬಸ್ಟ್ ಇನ್ ವೇನ್ ಅಂತ ಹೇಳೋ ಜನ ಸಿಗ್ತಾನೆ. ಕೃಷ್ಣನ ಕೈಲಿ ಆಗಲಿಲ್ಲ ಯುದ್ಧ ನಿಲ್ಲಿಸಲಿಕ್ಕೆ, ಅಂತೂ ಯುದ್ಧ ಕೃಷ್ಣನ ಕೈಮೀರಿ ಆಯಿತು ಅಂತ ಹೇಳ್ಕೊಳ್ತಾರಲ್ಲ, ಕೃಷ್ಣ ಯುದ್ಧ ಮಾಡಲೇಬೇಕು ಅಂತಲೇ ಹೊರಟಿರು. ಮತ್ತೆ ಇದೆಲ್ಲ ಯಾತಕ್ಕೆ ಅಂದರೆ, ಮಾಡೋ ಪ್ರಯತ್ನವನ್ನು ಎಷ್ಟು ಮಾಡಿದರೂ ಕೂಡ ಅವರು ಯುದ್ಧ ನಿಲ್ಲಿಸೋದಿಲ್ಲ ಅಂತ ತೋರಿಸಕ್ಕೆ ಹೊರಟೇ ಹೊರತು ಯುದ್ಧ ಕೃಷ್ಣನಿಗೂ ಬೇಕು ದುರ್ಯೋಧನಿಗೂ ಬೇಕು. ಅಲ್ಲಿಂದ ಹೊರಟು ಹಾಗೆ ದ್ರೌಪದಿಯ ಸಂದೇಶ ಏನಾಗಿದ್ರೆ ಈಗ ಅರ್ಥ ಮಾಡಿಕೊಂಡ. ಯುದ್ಧದ ಹಿನ್ನೆಲೆ ಏನು ಅಂದರೆ, ಯಾವಾಗಲೂ ಸಂಧಾನಕ್ಕೆ ಅರ್ಥ ಇರೋದು ಯಾವಾಗ ಗೊತ್ತಾ? ಒಂದು ಕಡೆ ಧರ್ಮ ಇದ್ರೆ, ಧರ್ಮ ಇದ್ರೆ ಸಂಧಾನ ಮಾಡಬಹುದು. ದುರ್ಯೋಧನಿಗೆ ಧರ್ಮದ ಕಾನ್ಸೆಪ್ಟೇ ಇಲ್ಲ ಅಂತ ಏನು ಸಂಧಾನ ಮಾಡೋದೀಗ? ಮತ್ತು ಹುಡುಗ ಲೇಟಾಗಿ ಬರ್ತಾನೆ, ಎಕ್ಸ್ಕ್ಯೂಸ್ ಮಾಡ್ಬೋದು. ಹುಡುಗ ಪೆನ್ ತಂದಿಲ್ಲ, ಎಕ್ಸ್ಕ್ಯೂಸ್ ಮಾಡ್ಬೋದು. ಹಾಲ್ ಟಿಕೆಟ್ ತಂದಿಲ್ಲ, ಎಕ್ಸ್ಕ್ಯೂಸ್ ಮಾಡ್ಬೋದು. ಕಾಪಿ ಹೊಡಿತಾರೆ, ಎಕ್ಸ್ಕ್ಯೂಸ್ ಮಾಡಿದ ಗತಿ ಏನಾಗಿದ್ರೆ? ಅಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದಾದ್ರೆ ಎಕ್ಸಾಮ್ಗೆ ಅರ್ಥನೇ ಇಲ್ಲ. ಸೊ ಅಂದರೆ ಕಾಂಪ್ರಮೈಸ್ ಮಾಡ್ಕೊಳ್ಳೋ ತಪ್ಪು ಬೇರೆ, ಮಾಡ್ಕೊಳ್ಳೋಕ್ಕಾಗದೇ ಇರೋ ತಪ್ಪುಗಳು ಬೇರೆ. ದುರ್ಯೋಧನ ಮಾಡಿರೋ ತಪ್ಪು ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ತಪ್ಪು. ಇದು ಅರ್ಥ ಮಾಡಿಕೊಂಡ್ರೆ ಉತ್ತರ ಸಿಕ್ಕಿಬಿಡುತ್ತೆ. ಅಂದರೆ ಯುದ್ಧ ನಿಲ್ಲಿಸ್ಬೇಕು, ನಿಲ್ಲಿಸ್ತಕ್ಕಂಥ ಪ್ರಸಂಗವನ್ನು ಯುದ್ಧ ನಿಲ್ಲಿಸಬೇಕು, ನಿಲ್ಲಿಸಬಾರದ ಪ್ರಸಂಗ ಬಂದರೆ ನಿಲ್ಲಿಸಲೇಬಾರದು. ಅಷ್ಟೇ, ಅದನ್ನು ತೋರಿಸ್ತಾ ಇದ್ದಾರೆ. ಪಾಂಡವರ ಕೌರವರ ಯುದ್ಧ ಆಗಲೇಬೇಕಾದ ಯುದ್ಧ ಹೊರತು ಬೇರೆ ಅಲ್ಲ. ಏಕೆ ದ್ರೌಪದಿಗೆ ಅವಮಾನ ಮಾಡಿದ್ದಾರೆ, ಇಂಪಾರ್ಟೆಂಟ್. ದ್ರೌಪದಿಗೆ ಅವಮಾನ ಮಾಡಿದ್ದಾರೆ. ದ್ರೌಪದಿ ಅಂದರೆ ಏನು? ಎರಡು, ಒಬ್ಬ ಹೆಂಗಸು, ಮೊದಲು ನೆನಪಿರು, ಒಬ್ಬ ಹೆಂಗಸು. ಎರಡನೇದಾಗಿ ವಿದ್ಯಾಭಿಮಾನಿ ದೇವತೆ, ಲೋಕದೃಷ್ಟಿಯಲ್ಲಿ ಸ್ತ್ರೀ. ಸ್ತ್ರೀಗೆ ಅವಮಾನವಾದಾಗ ಅದನ್ನು ಕ್ಷಮಿಸಬೇಕಾಗಿಲ್ಲ ಮೊದಲನೇ. ಎರಡನೇದು ವಿದ್ಯಾಭಿಮಾನಿ ದೇವತೆ, ಭಾವಿ ಸರಸ್ವತಿಯವರು. ಅಂದರೆ ವಿದ್ಯೆಗೆ ಅವಮಾನವಾದಾಗ ಕ್ಷಮಿಸಬೇಕಾಗಿಲ್ಲ, ನೆನಪಿರಬೇಕು. ಮಹಾಭಾರತ ಯುದ್ಧದ ಮೂಲ ಕಾರಣ ವಿದ್ಯೆಗಾರ ಅವಮಾನ ಆದವನು. ಎಲ್ಲಿ ವಿದ್ಯೆಗೆ ಕಳಂಕ ತರ್ತಾರೋ, ಅವಮಾನ ಮಾಡಲಿಕ್ಕೆ ಹೋಗ್ತಾರೋ ಅಂಥವ್ರನ್ನ ಕ್ಷಮಿಸಬಾರದು. ಅದಕ್ಕಿಂತ ದೊಡ್ಡ ಅಪರಾಧ ಇನ್ನೊಂದಿಲ್ಲ. ಯಾತಕ್ಕೆ ಅಂದರೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯೆ. ಎಲ್ಲದಕ್ಕೂ ಅವಮಾನ ಮಾಡಿ ಕ್ಷಮಿಸಬಹುದು, ಜ್ಞಾನಕ್ಕೆ ಕ್ಷಮಿಸಬಾರದು. ಜ್ಞಾನದ ಹೈಯೆಸ್ಟ್ ವಸ್ತು ಒಂದಿಲ್ಲ, ಅದಕ್ಕೆ ಅವಮಾನ ಮಾಡಿದ್ರೆ ಕ್ಷಮಿಸಬಾರದು. ಪಾಂಡವರ ಕಡೆಯ ದ್ರೌಪದಿ ದೇವಿ ಸಾಕ್ಷಾತ್ ಭಾವಿ ಸರಸ್ವತಿ, ಅವ್ರಿಗೆ ಅವಮಾನವಾಗಿದೆ, ಅವರು ಶಿಕ್ಷಾರ ಅಪರಾಧ ಮಾಡಿದ್ದಾರೆ. ಕೃಷ್ಣ ಅಲ್ಲಿಂದ ಹೊರಟ. ಮುಂದಿನ ಕಥೆ ನಮಗೆ ಗೊತ್ತು. ಸೀದ ಕೃಷ್ಣ ಮುಂದೆ ಸಭೆಯಲ್ಲಿ ಮಾತಾಡ್ತಾನೆ, ದ್ರೌಪದಿಯವರ ಸಭೆಯಲ್ಲಿ. ಅವರಿಗೆಲ್ಲ ಎಚ್ಚರಿಸ್ತಾರೆ, ನಾವು ಗಮನಿಸಬೇಕು. ಕೃಷ್ಣ ಎರಡು ಸರ್ತಿ ಮಾತಾಡ್ತಾನೆ, ಒಂದು ದುರ್ಯೋಧನಾದಿಗಳ ಮುಂದೆ ಸಭೆಯಲ್ಲಿ ಮಾತಾಡ್ತಾನೆ, ಮುಂದೆ ಯುದ್ಧದ ಅರ್ಜುನನ ಮುಂದೆ ಮಾತಾಡ್ತಾನೆ. ಅರ್ಜುನ ಮುಂದೆ ಮಾತಾಡ್ತಾನೆ, ಇಲ್ಲಿ ದುರ್ಯೋಧನ ಮುಂದೆ ಮಾತಾಡ್ತಾನೆ. ದುರ್ಯೋಧನ ಇಲ್ಲಿ, ಅರ್ಜುನ ಅಲ್ಲಿ. ದುರ್ಯೋಧನ ಮುಂದೆ ಮಾತಾಡ್ತಾನೆ, ಯುದ್ಧ ಮಾಡಬೇಡ ಅಂತ ಹೇಳ್ತಾನೆ. ಅರ್ಜುನ ಮುಂದೆ ಮಾತಾಡ್ತಾನೆ, ಯುದ್ಧ ಮಾಡುವಂತ ಮಾತಾಡ್ತಾನೆ. ಅದೇ ಕೃಷ್ಣನೇ ಮಾತಾಡ್ತಾನೆ. ದುರ್ಯೋಧನ ಯಾತಕ್ಕೆ ಮಾತಾಡಬೇಡ ಅಂತ ಹೇಳಿ, ಯುದ್ಧ ಮಾಡಬೇಡ ಅಂತ ಹೇಳ್ತಾನೆ ಅಂದರೆ ಅವನು ತಪ್ಪು ಮಾಡ್ತಾ ಇದ್ದಾನೆ. ತಪ್ಪು ಮಾಡ್ತಾ ಇದ್ದಾನೆ, ತಪ್ಪು ಮಾಡಬೇಡ ಅಂತ ಕೃಷ್ಣ ಹೇಳ್ತಾನೆ. ಇದು ದುರ್ಯೋಧನ ಯುದ್ಧ ಮಾಡಬಾರದು, ಯುದ್ಧ ಮಾಡ್ತಿದ್ದಾನೆ, ಅದಕ್ಕೆ ಮಾಡಬೇಡ ಅಂತ ಎಚ್ಚರಿಸ್ತಾ ಇದ್ದಾನೆ. ಅರ್ಜುನ ಯುದ್ಧ ಮಾಡಬೇಕು ಮಾಡೋದಿಲ್ಲ ಅಂತ, ಅದಕ್ಕೆ ಮಾಡು ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಈಗ ಅರ್ಜುನ ಯುದ್ಧ ಮಾಡಬೇಕಾದ ವ್ಯಕ್ತಿ ಅರ್ಜುನ, ಮಾಡಬಾರದ ವ್ಯಕ್ತಿ ದುರ್ಯೋಧನ. ಆದ್ದರಿಂದ ಇವನಿಗೆ ಮಾಡಬೇಡ ಅಂತ ಇವನಿಗೆ ಹೇಳಿ ಮಾಡು ಅಂತ ಆತಿಗೆ ಹೇಳ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ, ಯುದ್ಧ ಎಲ್ಲಿ ನಿಲ್ಲಿಸಬೇಕು ಅಂದರೆ ಧರ್ಮದ ಹಿನ್ನೆಲೆಯಲ್ಲಿ ಯುದ್ಧ ನಡೆದು ಧರ್ಮಕ್ಕೆ ಅನುಗುಣ ಇಬ್ಬರು ನಡೆಯೋದಾದ ಯುದ್ಧ ನಿಲ್ಲಿಸಿಬಿಡಬೇಕು. ಧರ್ಮಕ್ಕೆ ಅನುಗುಣ ನಡೆಯೋದಕ್ಕೆ ಸಿದ್ಧವಾಗದೆ ಹೋದರೆ ಅಂಥವನ್ನು ಶಿಕ್ಷಿಸಲೇಬೇಕು. ಇದು ಭಗವಂತನ ಪಾಲಿಸಿ. ಇದು ಅರ್ಥ ಮಾಡಿಕೊಂಡ್ರೆ ಶಾಂತಿಗೆ ಒಂದು ಅರ್ಥ ಇರಬೇಕು. ಕಾಂಪ್ರಮೈಸ್ ಅವಶ್ಯ ಮಾಡ್ಕೊಂಡ್ಬಾರ್ದು. ಊಟ ಕೂತಿದ್ದ, ಉಪ್ಪು ಕಡಿಮೆ ಹಾಕಿದ್ರು ಸಹಿಸ್ಕೊಂಡ, ಪಾಪ ಬಡಿಸೋದು ಹೆಚ್ಚು ಕಡೆ ಆದರೂ ಸಹಿಸ್ಕೊಂಡ, ಏನೇನೋ ಮಾಡ್ದ, ಈರುಳ್ಳಿ ಹಾಕಿದ್ರು ಅಲ್ಲಿಯೂ ಸಹಿಸ್ಕೊಂಡ್ರೆ ಏನು ಮಾಡ್ತಾರೆ ಈ ಮಧ್ಯೆ ಅವನು? ಒಂದು ಕ್ಷಮೆ ಇರಬೇಕಲ್ಲ, ಒಂದು ಕ್ಷಮೆ ಮಿತಿ ಇರಬೇಕು. ಇವತ್ತು ಈರುಳ್ಳಿ ಹಾಕಿದ ಬೆಳ್ಳುಳ್ಳಿ ಹಾಕಿದ ಅಂತ ಕೇಳಿದರೆ ಅದನ್ನು ಓಕೆ ಅಂದರೆ ಇವರಿಗೆ ಪ್ರಿನ್ಸಿಪಲ್ ಇಲ್ಲ ಅಂತ ಆಯ್ತಾ. ಇದು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಅದು ಕ್ಷಮಿಸಬೇಕಾದ ತಪ್ಪು, ಕ್ಷಮಿಸಬಾರದ ತಪ್ಪು. ದುರ್ಯೋಧನ ಮಾಡಿ ಅಕ್ಷಮ್ಯ ಅಪರಾಧ, ಅಂಥವ್ರ ಮೇಲೆ ಯುದ್ಧ ಮಾಡಲೇಬೇಕು ಎಂಬುದನ್ನ ಭಗವಂತ ತೋರಿಸಿಕೊಡ್ತಾನೆ. ಇದು ತಿಳ್ಕೊಂಡವರಿಗೆ ಇಷ್ಟ ಯುದ್ಧ ಯಾತಕ್ಕೆ ನಿಲ್ಲಿಸಲಿಲ್ಲ ಅಂತ ಅರ್ಥ ಆಗುತ್ತೆ. ಇದಕ್ಕೆ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ಯುದ್ಧ ಮಾಡಲೇಬೇಕು. ಕೃಷ್ಣ ಅಲ್ಲಿ ಮಾತಾಡೋದು ಕೂಡ ಪಾಂಡವರ ಪರ ಸ್ಪಷ್ಟ ಮಾತಾಡ್ತಾನೆ. ಪಾಂಡವರ ಕಡೆ ನ್ಯಾಯ ಇದೆ, ಶಕ್ತಿ ಇದೆ, ನಿಮ್ಮಲ್ಲಿ ಎರಡೂ ಇಲ್ಲ. ಕೃಷ್ಣ ಹೇಳ್ತಾನೆ ನಿಮ್ಮಲ್ಲಿ ನ್ಯಾಯ ಇಲ್ಲ, ಶಕ್ತಿನೂ ಇಲ್ಲ. ನ್ಯಾಯ ಇದೆ, ಶಕ್ತಿ ಇದೆ, ಆದ್ರಿಂದ ಯುದ್ಧ ಮಾಡಬೇಡಿ ಅಂತ ಹೇಳ್ತಾನೆ. ತಪ್ಪು ಮಾಡ್ತಿದ್ದೀರಿ ಒಂದು, ಶಕ್ತಿ ಇಲ್ಲದೆ ಮಾಡ್ತಿದ್ದೀರಿ ಇನ್ನೊಂದು. ನೀವು ಮಾಡಿದ ತಪ್ಪು ಅಕ್ಷಮ್ಯ ಅಪರಾಧ, ನಿಮ್ಮ ಶಕ್ತಿ ಮಾತ್ರ ಇಲ್ಲವೇ ಇಲ್ಲ. ಅಲ್ಲೊಂದು ಪಾತ್ರ ನೆನಪಿರಬೇಕು. ದುರ್ಯೋಧನ ಮಧ್ಯೆ ಮಾತಾಡಿ ಹೇಳ್ತಾನೆ ಕೃಷ್ಣ ನಮಗೆ ಎಷ್ಟು ಶಕ್ತಿ ಇದೆ ಗೊತ್ತಾ, ಭೀಷ್ಮರಿದ್ದಾನೆ, ಕರ್ಣ ಇದ್ದಾನೆ, ಶಲ್ಯ ಇದ್ದಾನೆ, ಪಟ್ಟಿ ಮಾಡ್ತಾನೆ ಹೋಗ್ತಾನೆ. ಈ ಟೀಮ್ ಅನೌನ್ಸ್ ಮಾಡಿದಾಗ ಯಾರ್ಯಾರಿದ್ದಾರೆ ಲೆಕ್ಕ ಹಾಕ್ತಾರಲ್ಲ, ಎಂತೆಂಥವ್ರಿದ್ದಾರೆ ಗೊತ್ತಾ ನನ್ನ ಕಡೆ ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ ನೋಡು ದುರ್ಯೋಧನ, ಪಾಂಡವರು ಸಂಧಿಗೆ ಬಂದಿರೋದು ಲೋಕ ಹಾಳಾಗಬಾರದು ಅಂತೇಳಿ, ಜನ ಬಿಡಿಬೇಕು ಅಂತೇಳಿ ಹೊರತು ಬೇರೆ ಕಾರಣಕ್ಕಲ್ಲ. ಅವರಿಗೆ ನ್ಯಾಯ ಇದ್ರೂ ಸಂಧಾನಕ್ಕೆ ತಯಾರಿದ್ದಾರೆ, ಪಾಪ ಶಕ್ತಿ ಇದ್ರೂ ಕೂಡ ಸಂಧಾನಕ್ಕೆ ತಯಾರಿದ್ದಾರೆ. ಸಾಮಾನ್ಯವಾಗಿ ಸಂಧಿಗೆ ಯಾರು ಬರ್ತಾರೆ ಗೊತ್ತಾ, ದುರ್ಬಲರು ಬರ್ತಾರೆ. ನೀನು ಪುಣ್ಯವಂತ, ಪಾಂಡವರು ಬಂದು ಭಾರಿ ಪ್ರಬಲರು ಗೊತ್ತಾ. ಅವರು ಯಾವಾಗ ಕಾಂಪ್ರಮೈಸ್ ಮಾಡ್ಕೋಬೇಕಾದ್ರೆ ವೀಕ್ ಪಾರ್ಟಿ ಮುಂದೆ ಬರೋದು ಫಸ್ಟ್, ಸ್ಟ್ರಾಂಗ್ ಪಾರ್ಟಿ ಮುಂದೆ ಬಂದಿದ್ದಾರೆ. ಎಷ್ಟು ಪುಣ್ಯ ನಿನಗೆ ಗೊತ್ತಾ, ಅರ್ಥ ಮಾಡ್ಕೋ ಇದನ್ನ. ನಿಂದ ಅನ್ಯಾಯದ ಬಗ್ಗೆ ಅಂತೂ ಜಗತ್ತೇ ಕಂಡುಬಿಟ್ಟಿದ್ದಾರೆ. ಶಕ್ತಿ ಬಗ್ಗೆ ಹೇಳಬೇಕಾ ನಿನಗೆ? ನಮ್ಮ ಕಡೆ ಅವರಿದ್ದಾರೆ, ಇವ್ರ ಕಡೆ ಇದ್ದಾರೆ ಅಂತ ಹೇಳ್ತೀಯಲ್ಲ, ಪಾಂಡವರ ಕಡೆ ಯಾರಿದ್ದಾರೆ ಗೊತ್ತಾ? ಮಹಾಭಾರತ ನೋಡಬೇಕು, ಭೀಮಸೇನೆ ಇದ್ದ ನೆನಪಿರಲಿ ಅಂತ ಹೇಳ್ತಾರೆ. ಮಹಾಭಾರತದ ವಾಕ್ಯ ಅದು, ನಾವು ಹಾಗಿದ್ದ ಮಾಡ್ತೀವಿ ಹೀಗಿದ್ದ ಮಾಡ್ತೀವಿ ಅಂತ ಹೇಳ್ತೀರಲ್ಲ, ಭೀಮ ಎಂಥವನು ಗೊತ್ತಾ? ನೀವೆಲ್ಲ ನೀವು ಭೀಷ್ಮ ದ್ರೋಣ ಇದ್ದೀರಲ್ಲ, ನಹೀಮೇ ಸರ್ವರಾಜಾನ ಪರ್ಯಾಪ್ತಃ ಸಹಿತಾಸ್ತ್ವಯ ಕೃದ್ಧಸ್ಯ ಭೀಮಸೇನಸ್ಯ ಪ್ರೇಕ್ಷಿತು ಮುಖಮಾಹವೇ. ಕೃಷ್ಣ ಹೇಳಿದ ಮಾತು, ನೀನು ಈ ಭೀಷ್ಮ ಕರ್ಣ ದ್ರೋಣ ಎಲ್ಲ ರಾಜರುಗಳು ಕೂಡ ಭೀಮನ ಮೇಲೆ ಯುದ್ಧ ಮಾಡಲಿಕ್ಕಾಗೋದಿಲ್ಲ ಅಲ್ಲ, ಭೀಮಸೇನ ಕೋಪ ಮಾಡಿಕೊಂಡು ನಿಮ್ಮನ್ನು ನೋಡಿದ್ರೆ ನೋಡ ಯೋಗ್ಯತೆ ನಿಮಗಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಕೃದ್ಧಸ್ಯ ಭೀಮಸೇನಸ್ಯ ಪ್ರೇಕ್ಷಿತು ಮುಖಮಾಹವೇ, ಭೀಮಸೇನ ಮುಖ ನೋಡ ಶಕ್ತಿ ಯೋಗ್ಯತೆ ನಿಮಗಿಲ್ಲ, ಏನು ಯುದ್ಧ ಮಾಡ್ತೀರಿ ಅಂತ ಕೃಷ್ಣ ಹೇಳ್ತಾನೆ. ಇದೆಲ್ಲ ಯಾತಕ್ಕೆ ಗೊತ್ತಾ ಹೇಳಿದ್ದು? ಕೃಷ್ಣ ಪಾಂಡವರ ಪರ ಅಯ್ಯೋ ಅಪ್ಪ ಅಂತೇಳಿ ಭಿಕ್ಷೆ ಬಿಟ್ಟಪ್ಪ ಅಂತ ಬಂದಿಲ್ಲ, ನಮಗೆ ನ್ಯಾಯ ಇದೆ, ಜನಕ್ಕೋಸ್ಕರ ಸಂಧಾನ ಮಾಡ್ಕೊತಿದ್ದೇವೆ ಅಷ್ಟೇ. ಅರ್ಧ ರಾಜ್ಯ ಕೊಟ್ಬಿಡು, ಪೂರ್ತಿ ರಾಜ್ಯ ಕೊಡಬೇಕು ನ್ಯಾಯವಾಗಿ, ಅರ್ಧ ರಾಜ್ಯ ಕೊಡು ಹೋಗಲಿ, ಅದು ಬಿಡು, 5 ಗ್ರಾಮ ಕೊಡ್ತೀಯ ಸಾಕು. ದುರ್ಯೋಧನ ಏನು ತಿಳ್ಕೊಂಡು ಈ ಮಾತನ್ನೆಲ್ಲ ಕೂಡ ತನ್ನ ಪುಣ್ಯ ಅಂತ ಭಾವಿಸಲಿಲ್ಲ, ಪಾಂಡವರು ಸೋಲ್ತಾ ಇದ್ದಾರೆ ಭಯ ಅಂತ ಭಾವಿಸಿಬಿಟ್ಟ. ಹೇಳ್ತಾನೆ ಅದು ಸಾಧ್ಯ ಇಲ್ಲ, ಒಂದು ಸೂಜಿ ಮನೆ ಚುಚ್ಚಷ್ಟು ಜಾಗನೂ ಕೊಡೋದಿಲ್ಲ ಅಂತ ಹೇಳಿಬಿಡ್ತಾನೆ. ಆ ಕೃಷ್ಣ ಹೇಳ್ದ, ಹಾಗಿದ್ರೆ ನಿನಗೇನೂ ಇಲ್ಲ ಅಂತ ತಿಳ್ಕೊಂಡ್ಬಿಡು, ನಿನ್ನ ಕಥೆ ಮುಗೀತು, ಸರ್ವಸ್ವ ನಾಶ ಮಾಡ್ಕೋತೀಯ ಅಂತ ಕೃಷ್ಣ ಹೊರಟು ಬಿಡ್ತಾನೆ. ಅದು ಯುದ್ಧ ಕನ್ಫರ್ಮ್ ಆಯ್ತು. ಉದ್ಯೋಗ ಪರ್ವ ಅಂದ್ರೆ ಏನೋ, ಅಫಿಷಿಯಲಿ ನಿಶ್ಚಯ ಮಾಡಿದ ಪರ್ವ ಅದು, ಅನಫಿಷಿಯಲಿ ಯುದ್ಧ ಡಿಕ್ಲೇರ್ ಆಗೋಗಿತ್ತಾಗಲೇನೆ. ಕೃಷ್ಣ ತೋರಿಸ್ತಾನೆ ದುರ್ಯೋಧನಾದಿಗಳು ಎಂದೂ ಯುದ್ಧಾನಕ್ಕೆ ಸಿದ್ಧರಾಗೋದಿಲ್ಲ, ಅದಕ್ಕೆ ಅವರು ಕ್ಷಮಿಸಿಲ್ಲ ಅಂತ ತೋರಿಸ್ಬೇಕಾಗಿದೆ ತೋರಿಸ್ತಾನೆ. ಅಲ್ಲಿ ತಾನು ಹೇಳ್ತಾನೆ, ಭೀಷ್ಮರು ಹೇಳ್ತಾರೆ, ದ್ರೋಣರು ಹೇಳ್ತಾರೆ, ಮುಖ್ಯವಾಗಿ ಅಶ್ವತ್ಥಾಮರು ಕರ್ಣ ಇಬ್ಬರನ್ನು ಬಿಟ್ಟರೆ ಉಳಿದವರೆಲ್ಲ ಹೇಳಿದವರೇ, ಧೃತರಾಷ್ಟ್ರ ಗಾಂಧಾರಿ ಎಲ್ಲರೂ ಹೇಳ್ತಾರೆ ಯುದ್ಧ ಮಾಡಬೇಡ ಮಾಡಬೇಡ ಅಂತ ಹೇಳ್ತಾರೆ, ಯಾರ ಮಾತನ್ನು ಕೇಳೋದಿಲ್ಲ. ಅಲ್ಲಿಂದ ಯುದ್ಧ ನಿಶ್ಚಯವಾಯಿತು. ಕೃಷ್ಣ ಅಲ್ಲಿಂದ ವಾಪಸ್ ಬರ್ತಾನೆ, ಯುದ್ಧ ನಿಶ್ಚಯವಾಯಿತು. ಇದ್ರ ಮ್ಯಾತಕ್ಕೆ ಮೊದಲು ಹೇಳಿ ಯುದ್ಧ ನಿಶ್ಚಯ ಮಾಡಿದವನೇ ಕೃಷ್ಣ. ಸೊ ಬಿಫೋರ್ ವಾರ್ ಅಂದರೆ ಯುದ್ಧ ನಿಶ್ಚಯ ಮಾಡಿದ್ದೇ ಕೃಷ್ಣ. ಯಾರೋ ನಿಶ್ಚಯ ಮಾಡಿದ ಯುದ್ಧವನ್ನು ಕೃಷ್ಣ ಮುಂದುವರೆಸಲಿಲ್ಲ, ತಾನೇ ನಿಶ್ಚಯ ಮಾಡ್ತಾನೆ, ತನಗೆ ಬೇಕಾಗಿತ್ತು ಯುದ್ಧ ಪ್ರಾರಂಭವಾಗಬೇಕಾಗುತ್ತೆ. ಅದೆಲ್ಲ ಭಗವದ್ಗೀತೆ ಕೇಳಿದ್ದೇವೆ ಈಗಾಗಲೇ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಆಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ಅಲ್ಲಿ ನಡೆದಿದ್ದೇನು ಅರ್ಜುನ ನೋಡಿದ, ಮನಸ್ಸಿಗೆ ಭಯ ಬರಲಿಲ್ಲ, ತನಗೆ ಕರುಣೆ ಬಂತು, ಅದನ್ನು ನೆನಪಿರಲಿ. ಅರ್ಜುನ ಹೇಳಿಯಾಗಿ ಯುದ್ಧ ಬೇಡ ಅಂತ ಹೇಳಲಿಲ್ಲ, ಕರುಣೆಯಿಂದ ಯುದ್ಧ ಬೇಡ ಅಂತ ಹೇಳಿರ್ತಾನೆ. ಕೃಪಯಾ ಪರಯಾವಿಷ್ಟ ವಿಷೀದನ್ ನಿಧಮ ಬ್ರವೀತ್. ಉತ್ತರ ಕುಮಾರ ಯುದ್ಧ ಬೇಡ ಅಂತ ಹೇಳಿರ್ತಾನೆ, ಅದು ಭಯದಿಂದ, ಅದು ಕರುಣೆಯಿಂದ ಅಲ್ಲ, ಭಯದಿಂದ ಹೇಳಿರ್ತಾನೆ. ಇಲ್ಲಿ ಅರ್ಜುನ ಭಯದಿಂದ ಅಲ್ಲ, ಕರುಣೆಯಿಂದ ಹೇಳ್ತಾನೆ ಯುದ್ಧ ಬೇಡ, ಯುದ್ಧ ಮಾಡೋದಿಲ್ಲ, ರಾಜ್ಯ ಕೊಡೋದಿಲ್ಲ, ಅದಲ್ಲೋ ಬೇಕಾಗಿಲ್ಲ, ಭಿಕ್ಷೆ ಬೇಡಬೇಕಾ ಅದಕ್ಕೂ ತಯಾರು ಅಂತ ಹೇಳ್ತಾನೆ. ಭಿಕ್ಷೆ ಬೇಡ ಶ್ರೇಯೋ ಭೋಕ್ತು ಭೈಕ್ಷಮಪಿ ಹಾಲೋಕೆ, ಭಿಕ್ಷೆ ಬೇಕಾದ್ರೆ ಬೇಡ್ತಾರೆ, ಯುದ್ಧ ಬೇಡ ಅಂತ ಹೇಳಿಬಿಡ್ತಾರೆ. ದುರ್ಯೋಧನ ರಾಜ್ಯ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಏನು ಕಾರಣ ಕೊಡ್ತಾನೋ, ಅರ್ಜುನ ಯುದ್ಧ ಮಾಡೋದಿಲ್ಲವೋ ಅದೇ ರೀತಿ ಕಾರಣ ಕೊಡೋಕ್ಕೆ ಶುರು ಮಾಡ್ತಾನೆ. ನಾ ಏನು ಮಾಡಿ ಯುದ್ಧ ಮಾಡೋದಿಲ್ಲ, ಅವ್ರು ಬೇಕಾದ್ರೆ ನನ್ನ ಕೊಲ್ಲಲ್ಲಿ ಅಲ್ಲಿವರೆಗೂ ಹೋಗಿಬಿಡ್ತಾರೆ, ರಾಜ್ಯ ಕೊಡದೇ ಇರೋದು ಬೇಡ, ರಾಜ್ಯ ಕೊಡೋದು ಬೇಡ ನನಗೆ, ಅವನು ಕೊಂದರೂ ಪರವಾಗಿಲ್ಲ. ಯದಿಮೇ ಇವರೆಲ್ಲ ಇದ್ದಾರಲ್ಲ ದುರ್ಯೋಧನಾದಿಗಳೆಲ್ಲ, ಅಪ್ರತೀಕಾರಂ ಸಶಸ್ತ್ರಂ ಶಸ್ತ್ರಪಾಣಯ ಅವರೆಲ್ಲ ಕೂಡ ಧಾರ್ತರಾಷ್ಟ್ರ ರಣೇಹನ್ಯುಹು ತನ್ಮೇ ಕ್ಷೇಮತರಂ ಭವೇತ್, ನಾನು ಬಂದಬೇಕಾದ್ರೆ ಕೊಂದು ಬಿಡಲಿ, ನಾನೇನು ಮಾಡೋದಿಲ್ಲ ಅಂತ ಅರ್ಜುನ ನಯೋತ್ಸೈತಿ ಗೋವಿಂದಂ ಮುಕ್ತ ತುಷ್ಣೀಂ ಬಭುವ, ಯುದ್ಧವನ್ನು ತ್ಯಾಗ ಮಾಡಿ ಕೂತು ಬಿಡ್ತಾರೆ. ಇದು ಅರ್ಜುನನ ಹಂತ ಇದು. ಈ ಎರಡು ದೃಶ್ಯ ನಮಗೀಗ, ಯುದ್ಧ ಬಿಡೋದಿಲ್ಲ ಅಂತ ಹೇಳ್ತಕ್ಕಂಥ ದುರ್ಯೋಧನ, ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಕ್ಕಂಥ ಅರ್ಜುನ, ಇಬ್ಬರು ಇದ್ದಾರೆ. ಕೃಷ್ಣ ಅರ್ಜುನಿಗೆ ದುರ್ಯೋಧನ ಹೇಳಿದ, ಯುದ್ಧ ಆಗದೇ ನಡೆಯುತ್ತೆ, ನೀನು ಹಾಳಾಗೇ ಆಗ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಯುದ್ಧ ಮಾಡಲೇಬೇಕು, ಕರಿಷ್ಯ ಶವಶೋಪಿ ಸನ್ ಅಂತ ಹೇಳ್ತಾ ಯುದ್ಧ ಯಾತಕ್ಕೆ ಮಾಡಬೇಕು ಅಂತ ಹೇಳ್ತಾನೆ. ಇದು ಅರ್ಜುನಿಗೆ ಕೃಷ್ಣ ಹೇಳೋದು ಎಷ್ಟು ಮುಖ್ಯನೋ ನಮಗೆಲ್ಲ ಕೃಷ್ಣ ಹೇಳ್ತಾನೆ, ಯುದ್ಧ ಯಾತಕ್ಕೆ ಮಾಡಿಸ್ತಾ ಇದ್ದೇನೆ ಗೊತ್ತಾ ಅಂತ ಹೇಳ್ತಾನೆ. ಯುದ್ಧಕ್ಕೆ ಯಾತಕ್ಕೆ ಮಾಡಿಸ್ತಾ ಇದ್ದೇನೆ ಅಂದರೆ ಧರ್ಮ ಉಳಿಬೇಕಾದ್ರೆ ಯುದ್ಧ ಮಾಡಬೇಕೀಗ, ಅಧರ್ಮ ಹೋಗಬೇಕು ಅಂದರೆ ಯುದ್ಧ ಮಾಡಬೇಕು, ಧರ್ಮ ಉಳಿದಕ್ಕೂ ಯುದ್ಧ ಮಾಡಬೇಕು, ಅದಕ್ಕೆ ಮಾಡಿಸ್ತಾ ಇದ್ದೇನೆ. ಸೊ ಯುದ್ಧದ ಬಗ್ಗೆ ಭಗವದ್ಗೀತೆ ಕೊಡ್ತಕ್ಕಂಥ ಅನಾಲಿಸಿಸ್ ಇದೆಯಲ್ಲ, ಬಹಳ ಮುಖ್ಯ. ಘರ್ಷಣೆ ಬೇಡ, ಅನಿವಾರ್ಯವಾದರೆ ಘರ್ಷಣೆ ಬೇಕೇ ಬೇಕು, ಇದು ಭಗವದ್ಗೀತೆಯ ಸಂದೇಶ. ಯೋಗ್ಯರ ಮೇಲೆ ಯುದ್ಧ ಬೇಡ, ಅಯೋಗ್ಯರ ಮೇಲೆ ಯುದ್ಧ ಮಾಡಲೇಬೇಕು ಅಂತ ಭಗವಂತ ಹೇಳ್ತಾನೆ. ಯೋಗ್ಯರ ಮೇಲೆ ಯುದ್ಧ ಬೇಡ, ಅಯೋಗ್ಯರ ಮೇಲೆ ಯುದ್ಧ ಮಾಡದೇ ಇರಬೇಡ, ಕೃಷ್ಣನ ಸಂದೇಶ. ನಮ್ದು ಉಲ್ಟಾಪಟ್ಟ, ಯೋಗ್ಯರ ಮೇಲೆ ಯುದ್ಧ ಮಾಡೋದು ನಾವು, ಯೋಗ್ಯರ ಮೇಲೆ ಹೋರಾಟ, ಅಯೋಗ್ಯರ ಮೇಲೆ ಶರಣಾಗಿಬಿಡ್ತಾರೆ, ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತಾರೆ. ಹೀಗಾಗಬಾರ್ದು. ಯೋಗ್ಯರ ವಿರುದ್ಧ ಒಂದು ಮಾತು ಹೇಳ್ತಾರೆ ಭಾಗವತಲ್ಲಿ, ಎಷ್ಟು ಬರುತ್ತೋ, ದೊಡ್ಡವರಿದ್ದಾರೆ ಯೋಗ್ಯರಿದ್ದಾರೆ, ನಮಗೇನೋ ಮಾಡಬಾರ್ದನ್ನು ಮಾಡಿಬಿಡ್ತಾರೆ, ತುಂಬ ತಪ್ಪನ್ನು ಮಾಡ್ತಾರೆ, ಅದನ್ನು ಕ್ಷಮಿಸಿಬಿಡಿ ಅಂತ ಹೇಳಿಬಿಡ್ತಾರೆ. ದೊಡ್ಡವರ ಎಷ್ಟೇ ಅನ್ಯಾಯ ಮಾಡಿದ್ರು ಕ್ಷಮಿಸಿಬಿಡಿ. ಯೋಗ್ಯರಾಗಿದ್ದರೆ, ಯೋಗ್ಯರಾಗಿ ದೊಡ್ಡವರಾಗಿದ್ದರೆ ಅನ್ಯಾಯ ನಮಗೆ ಮಾಡಿದರೆ ಜಸ್ಟ್ ಇಗ್ನೋರ್ ಇಟ್, ಬಿಟ್ಟುಬಿಡಿ. ಆದರೆ ಅಯೋಗ್ಯರಾದರೂ ಮಾಡಿದರೆ ಏನು ಮಾಡಿದ್ರು ಬಿಡಬೇಡಿ ಅಂತ ಹೇಳ್ತಾರೆ. ಇದು ಮಹಾಭಾರತ ಕೂಡ ದೊಡ್ಡ ಸಂದೇಶ ಇದೆ. ಕೌರವರು ಬರೀ ಅಯೋಗ್ಯರಲ್ಲ, ಅವರಷ್ಟು ಅಯೋಗ್ಯರೇ ಯಾರೂ ಇಲ್ಲ. ಪಾಂಡವರು ಬರೀ ಯೋಗ್ಯರಲ್ಲ, ಅವರಷ್ಟು ಯೋಗ್ಯರೇ ಯಾರೂ ಇಲ್ಲ. ಸೊ ಪಾಂಡವ ಕೌರವರ ಯುದ್ಧ ಅಂತ ಕೇಳಿದರೆ ಯೋಗ್ಯ ವರ್ಸಸ್ ಅಯೋಗ್ಯ, ಧರ್ಮ ವರ್ಸಸ್ ಅಧರ್ಮ, ಧಾರ್ಮಿಕ ವರ್ಸಸ್ ಅಧಾರ್ಮಿಕ, ಆಸ್ತಿಕ ವರ್ಸಸ್ ನಾರ್ತಿಕ, ನಾಸ್ತಿಕ, ಎಷ್ಟು ಬೇಕಾದ್ರೆ ತಿಳ್ಕೊಳ್ಬಹುದು. ಅಂತ ಭಯಂಕರವಾದ ಯುದ್ಧವನ್ನು ಕೃಷ್ಣ ಮಾಡಲೇಬೇಕು ಅಂತ ಹೇಳ್ತಾನೆ. ದುರ್ಯೋಧನ ಹೇಳಿದ್ದ ಎಷ್ಟು ಪಾಪ ಮಾಡ್ತೀಯ ಅಂಥೇಳಿ ಅರ್ಜುನಿಗೆ ಹೇಳ್ತಾನೆ, ಎಷ್ಟು ಪುಣ್ಯ ಮಾಡಿರಬೇಕು ಅಂತ ಅಂತ ಹೇಳ್ತಾನೆ. ಸುಖಿನ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೀದೃಶ್ಯಂ, ಎಷ್ಟು ಪುಣ್ಯ ಮಾಡಿರಬೇಕು ಅಂತ ಯುದ್ಧ ಮಾಡಬೇಕಾದ್ರೆ, ಜನ್ಮ ಜನ್ಮಗಳ ಭಾಗ್ಯ ಇದು, ಯುದ್ಧ ಮಾಡಲೇಬೇಕು ಅಂತ ಕೃಷ್ಣ ಹೇಳ್ತಾನೆ. ಆಗ ಅರ್ಜುನ ಏನೇನೋ ಪ್ರಶ್ನೆ ಕೇಳ್ತಾನೆ. ಅಕಸ್ಮಾತ್ ಸತ್ರೆ, ಸಾವು ಗೆಲುವು ಮುಖ್ಯ ಅಲ್ಲ ಇಲ್ಲಿ, ಕರ್ತವ್ಯ ಮುಖ್ಯ. ಈ ಪಾಪ ಕಾರ್ಗಲ್ಲಿದ್ದರೆ ಜನ ಸಾಯ್ತಾರೆ, ಸತ್ತವ್ರು ಏನಂತಾರೆ, ಹುತಾತ್ಮ ಅಂತಾರೆ, ಹೊರತು ಸೋತ ಅಂತ ಕರೆಯೋದಿಲ್ಲ. ಇಷ್ಟು ಒಳ್ಳೆ ಕಾರಣಕ್ಕೋಸ್ಕರ ಸತ್ರೆ, ಅದಕ್ಕೆ ಬೆಲೆ ಇದೆ. ಹತೋ ವಾ ಪ್ರಾಪ್ಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೇ ಮಹಿಂ, ಇದು ಜಗತ್ತಿಗೆ ಕೊಟ್ಟ ಸಂದೇಶ ಇದು. ಅಧರ್ಮ ಕಂಡಾಗ ಹೋರಾಡಿ, ಯಶಸ್ಸು ಬಂತು ಸರಿ, ಯಶಸ್ಸು ಬರದೇ ಹೋದ್ರೂ ಪರವಾಗಿಲ್ಲ, ನಿಮ್ಗೆ ಸ್ವರ್ಗ ಗ್ಯಾರಂಟಿ ಅಂತ ಹೇಳ್ತಾರೆ. ಒಳ್ಳೆ ಗುಡ್ ಕಾಸ್ಗೋಸ್ಕರ ನೀವೇನಾದರೂ ಹೋರಾಟ ಮಾಡಿದರೆ ಅದು ಯಶಸ್ಸು ಸಿಗಲಿ ಸಿಕ್ಕದೇ ಇರಲಿ, ನೀವು ಫಲ ಗ್ಯಾರಂಟಿ. ಯಶಸ್ಸು ಸಿಕ್ತೋ ಡಬಲ್ ಫಲ, ಇಲ್ಲೂ ಫಲ ಅಲ್ಲೂ ಫಲ, ಯಶಸ್ಸು ಸಿಗಲಿಲ್ಲ ಅಲ್ಲಿ ಗ್ಯಾರಂಟಿ ಫಲ, ನೆನಪಿರಬೇಕಿದೆ. ಇದು ಕೃಷ್ಣ ಕೊಟ್ಟ ಸಂದೇಶವಾದ್ದರಿಂದ ಮಹಾಭಾರತ ಯುದ್ಧ ನಮ್ಮ ಇಂಡಿಯಾ ಪಾಕಿಸ್ತಾನ ಯುದ್ಧದಂತೆ ಅಲ್ಲ, ಯಾವುದೋ ಯುದ್ಧದಂತೆ ಅಲ್ಲ, ರಾಜ್ಯಕ್ಕೋಸ್ಕರ ಯುದ್ಧ ಅಲ್ಲ ಇದು, ಮತ್ತು ಸಂಪತ್ತಿಗೋಸ್ಕರ ಯುದ್ಧ ಅಲ್ಲ ಇದು, ಧರ್ಮಕ್ಕೋಸ್ಕರ ನಡೆದ ಯುದ್ಧ ಇದು. ನೆನಪಿಟ್ಕೊಂಡ್ಬಿಟ್ರೆ ಇವತ್ತು ಯುದ್ಧ ಬೇಕಾಷ್ಟು ನಡೀತಾ ಇರುತ್ತೆ, ದಿನ ಬೆಳಗಾರ ಯುದ್ಧ ಇರುತ್ತದೆ, ಅದು ಧರ್ಮಕ್ಕೋಸ್ಕರ ಅಲ್ಲ, ಅದು ಬರೀ ಸ್ವಾರ್ಥಕ್ಕೋಸ್ಕರ ಯುದ್ಧ. ಸ್ವಾರ್ಥಕ್ಕೋಸ್ಕರ ಯುದ್ಧ ಬೇಡ ಭಗವಂತ ಹೇಳ್ತಾನೆ, ಧರ್ಮಕ್ಕೋಸ್ಕರ ಯುದ್ಧ ಮಾಡಲೇಬೇಕು ಅಂತ ಹೇಳ್ತಾನೆ. ರಾಮಾಯಣವು ಧರ್ಮಯುದ್ಧ, ಮಹಾಭಾರತವು ಧರ್ಮಯುದ್ಧ. ಅಲ್ಲಿ ಎಷ್ಟು ಅಧರ್ಮಿ ದುರ್ಯೋಧನ, ಇಲ್ಲಿ ಅಲ್ಲಿ ರಾವಣ, ಇಲ್ಲಿ ದುರ್ಯೋಧನ. ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಅಪಹರಣ ಮಾಡಿ ಅನ್ಯಾಯ ಮಾಡಿದ್ದಾನೆ ರಾವಣ. ಅಲ್ಲಿ ಮಹಾಲಕ್ಷ್ಮಿಯ ಅಪಹರಣ ಅಲ್ಲಿ, ಇಲ್ಲಿ ಸರಸ್ವತಿಯ ಅಪಹರಣ ಇಲ್ಲಿ, ಹೇಗಿದೆ ಲೆಕ್ಕ ಹಾಕಿ. ಮಹಾಲಕ್ಷ್ಮಿ ಸೀತಾ, ಸರಸ್ವತಿ ದ್ರೌಪದಿ, ಲಕ್ಷ್ಮೀ ಸರಸ್ವತಿಯರ ಮೇಲೆ ಆಕ್ರಮಣ ಮಾಡಿದ ಘಟ್ಟಗಳು. ಮಹಾಲಕ್ಷ್ಮಿಯನ್ನು ಕೆಡಕಿದ್ದಕ್ಕೆ ರಾಮಾಯಣ ಆಯಿತು, ಸರಸ್ವತಿ ಕೆಡದೆ ಮಹಾಭಾರತ ಆಯಿತು ಅಂತ ಅರ್ಥ ಮಾಡಿಕೊಂಡ್ರೆ, ಇವೆರಡು ಬಿಟ್ಟು ಇನ್ನು ಯಾವುದಕ್ಕಾದರೂ ಬಂದರೆ ಅದು ಇಗ್ನೋರ್ ಮಾಡಿಬಿಡಿ, ಇವೆರಡಕ್ಕೆ ಮಾತ್ರ ಬಿಡಬಾರದು. ಅದು ಕೃಷ್ಣ ತೋರಿಸಿಕೊಟ್ಟು ಅರ್ಜುನ ಎಚ್ಚರವನ್ನು ಉಂಟು ಮಾಡಿದ. ಈ ಮೂಲಕ ನಮಗೆಲ್ಲ ಹೇಳ್ತಾನೆ, ಕೃಷ್ಣನನ್ನು ಯಾರು ಯುದ್ಧ ಮಾಡಿಸಿದ, ಮಾಡಿಸಬಾರದಾಗಿತ್ತು ಅಂತ ಆಕ್ಷೇಪಣೆ ಮಾಡಿದರೆ ಭಗವದ್ಗೀತೆ ಅದಕ್ಕೆ ಆನ್ಸರ್, ಅದು ಭಗವದ್ಗೀತೆ ಉತ್ತರ. ಭಗವದ್ಗೀತೆ ಕೇಳಿದ ಮೇಲೆ ಅರ್ಜುನಿಗಷ್ಟೇ ಜ್ಞಾನ ಬರಬಾರದು, ಕೇಳಿದ ಎಲ್ಲರಿಗೂ ಜ್ಞಾನ ಬರಬೇಕು, ಯುದ್ಧ ಮಾಡಿದ್ದು ಸರಿ ಅಂತ ಕೃಷ್ಣ ಹೇಳಿಬಿಡ್ತಾನೆ. ಆಗ ಅರ್ಜುನ ಎದ್ದ, ಕರಿಷ್ಯೇ ವಚರಂತವ ಅಂತ ಎದ್ದು ಬಿಡ್ತಾನೆ. ಈ ಯುದ್ಧದ ಪೂರ್ವರಂಗವೆಲ್ಲ ಸಿದ್ಧವಾಯಿತು, ಯುದ್ಧ ಪ್ರಾರಂಭವಾಯಿತು. ಯುದ್ಧ ಪ್ರಾರಂಭವಾದ ಮೇಲೆ ಕೃಷ್ಣದ ರೋಲ್ ಹೇಗಿದೆ ನೋಡಬೇಕು. ಇಷ್ಟೆಲ್ಲ ಯುದ್ಧ ಪ್ರಾರಂಭವಾಯಿತು, ಅರ್ಜುನ ಗೀತೆ ಕೇಳಿದ. ಆದರೆ ಮಹಾಭಾರತ ಯುದ್ಧ ನೋಡಿ, ಮೊದಲು ಯುದ್ಧ ಶುರು ಮಾಡಿದ್ದು ಅರ್ಜುನ ಅಲ್ಲ, ಭೀಮಸೇನ ಯುದ್ಧ ಶುರು ಮಾಡೋದು. ಗೀತೆ ಕೇಳಿದ ಅರ್ಜುನ ಇನ್ನೂ ಪ್ಯಾಸಿವೇ, ಅರ್ಜುನ ಭೀಮಸೇನ ಮಾತ್ರ ಆಕ್ಟಿವ್. ಅದ ಅಥ ವ್ಯೂಢೇಶ್ವನೀಕೇಶು ನದನ್ ವೃಕೋದರೋ ಅಭ್ಯಯ, ಮೊದಲ ಹೆಜ್ಜೆ ಇಟ್ಟಿದ್ದು ಭೀಮಸೇನ. ಇದು ಯುದ್ಧ ಪ್ರಾರಂಭವಾಯಿತು, ಮೊದಲ ದಿವಸ ಯುದ್ಧ ಮುಗಿದೋಯ್ತು. ಮೊದಲೇ ಯುದ್ಧದಲ್ಲಿ ಏನಾಯ್ತು ಗೊತ್ತೇನು, ಪಾಂಡವರ ಕಡೆ ಎಲ್ಲ ಸೋತು ಬಿಡ್ತಾರೆ ಎಕ್ಸೆಪ್ಟ್ ಭೀಮಸೇನ. ಪಾಂಡವರ ಕಡೆ ಎಲ್ಲ ಸೋಲ್ತಾರೆ ಅಷ್ಟೇ ಇಲ್ಲ, ಉತ್ತರ ಕುಮಾರ ಸಾಯ್ತಾನ. ಅವತ್ತು ಮೊದಲನೇ ದಿವಸ ಯುದ್ಧದಲ್ಲಿ ಸತ್ತವನು ಯಾರು ಅಂದ್ರೆ ಫಸ್ಟ್ ಮಹಾವೀರ ಸತ್ತಿದ್ದು ಉತ್ತರ, ಉತ್ತರ ಕುಮಾರ. ಉತ್ತರ ಪಾಪ ಅಲ್ಲಿ ಅಷ್ಟೆಲ್ಲ ಇದಾಗಿರ್ತಾರೆ, ಯುದ್ಧಕ್ಕೆ ಬಂದಿರ್ತಾನೆ, ಚೆನ್ನಾಗಿ ಯುದ್ಧ ಮಾಡ್ತಾನೆ ಪಾಪ. ಅರೆ ಮಹಾಪರಾಕ್ರಮಗಳ ಮುಂದೆ ನೆಲೆಕ್ಕಾಗದ್ರೆ ಸೋತು ಹೋಗಿಬಿಡ್ತಾನೆ, ಸತ್ತು ಹೋಗಿಬಿಡ್ತಾರೆ. ಭೀಮಸೇನೆ ಬಿಟ್ಟು ಎಲ್ಲರೂ ಸೋತು ಹೋಗ್ತಾರೆ. ರಾತ್ರಿ ಮೀಟಿಂಗ್ ನಡೆಯುತ್ತೆ, ಪ್ರತಿ ದಿವಸ ಕೂಡ ಸ್ಟಾಕ್ ತಗೊಳ್ಳೋದಿರುತ್ತಲ್ಲ, ಆ ಥರ ಒಂದು ಏನಾಯ್ತು ಯುದ್ಧ ಅಂತ ಶುರು ಮಾಡ್ತಾರೆ. ಎಲ್ಲ ವಿಷಯ ಧರ್ಮರಾಜ ಹೇಳ್ತಾನೆ, ಕೃಷ್ಣ ನಾನು ಯುದ್ಧ ಮಾಡಬಾರ್ದಾಗಿತ್ತು ಅನಿಸುತ್ತೆ ಅಂತ ಹೇಳ್ತಾನೆ. ಯುದ್ಧ ಹಮ್ಮಿಕೊಂಡು ಬಾರ್ದಾಗಿತ್ತು, ನಾನು ಅರ್ಜುನ ನಂಬ್ಕೊಂಡ್ಬಿಟ್ಟು ಕೆಟ್ಟೋಗ್ಬಿಟ್ಟೆ ಅಂತ ಹೇಳ್ತಾನೆ. ಅರ್ಜುನ್ ನಂಬ್ಕೊಂಡು ಕೆಟ್ಟೋಗ್ಬಿಟ್ಟೆ, ಏನೋ ಮಹಾವೀರ ಅನ್ಕೊಂಡು ಯುದ್ಧ ತೀರ್ಮಾನ ಮಾಡಿದರೆ ಇವತ್ತು ನೋಡ್ತಾ ಇದ್ದೇನೆ ಯುದ್ಧದೊಳಗೆ ಭೀಮಸೇನನ್ನು ಬಿಟ್ಟರೆ ಉಳಿದವರು ಯಾರು ಸರಿ ಯುದ್ಧ ಮಾಡಲೇ ಇಲ್ಲ. ಅರ್ಜುನ ಅಂತೂ ಎಷ್ಟು ಯುದ್ಧ ಮಾಡಿದ ಅಂದರೆ ಆತ ನಮ್ಮ ಕಡೆಯವನು ಅವ್ರ ಕಡೆಯವನು ನನಗೆ ಡೌಟ್ ಬಂತು ಅಂತ ಹೇಳ್ತಾನೆ. ನಮ್ಮ ಕಡೆಯೋ ಅವ್ರ ಕಡೆಯವನು ಆಗೋಗ್ಬಿಡ್ತು ಕೊನೆಗೆ. ಆ ರೀತಿ ಯುದ್ಧ ಮಾಡ್ತೇನೆ, ಈ ರೀತಿ ಯುದ್ಧ ಮಾಡೋಕ್ಕಾಗುತ್ತಾ, ಏನು ಮಾಡೋದು ನಮಗೆ ಗೆಲುವು ಬರುತ್ತೆ ಅನಿಸೋದಿಲ್ಲ ಅಂತ ಹೇಳಿಬಿಡ್ತಾನೆ. ಆಗ ಕೃಷ್ಣ ಒಂದು ಮಾತಾಡ್ತಾನೆ, ಧರ್ಮರಾಜ ನೀನು ಹೇಳಿದ್ದು ಸರಿ, ನನಗೆ ಭಾರಿ ನನಗೂ ಭಾರಿ ಬೇಜಾರಾಗಿಬಿಟ್ಟಿದೆ ಧರ್ಮರಾಜ. ನಾನೊಂದು ಶಪಥ ಮಾಡಿದ್ದೇನೆ, ಯುದ್ಧದಲ್ಲಿ ಶಸ್ತ್ರ ಹಿಡಿಯೋದಿಲ್ಲ ಅಂತ ಹೇಳಿಬಿಟ್ಟಿದ್ದೇನೆ, ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ದೇನೆ. ಮತ್ತು ಪರಿಸ್ಥಿತಿ ನೋಡಿದರೆ ಭಾರಿ ಕೆಟ್ಟದಾಗಿ ಕಾಣಿಸುತ್ತೆ, ನನ್ನ ಶಪಥ ಹೋದರೂ ಪರವಾಗಿಲ್ಲ, ಯುದ್ಧ ನಾನೇ ಮಾಡಿಬಿಡಲ್ಲ ನಾಳೆ ಅಂತ ಕೇಳ್ತಾನೆ ಕೃಷ್ಣ. ಇದು ಕೇಳಿದರೆ ಕೃಷ್ಣ ಎಷ್ಟು ಭಕ್ತವತ್ಸ, ನಾಳೆ ಯುದ್ಧ ಮಾಡಿಬಿಡಲ್ಲ, ಪ್ರಕೃತಿ ಹೋದರೂ ಹೋಯಿತು ನನ್ನ ಮಾತು, ನಿಮ್ಮ ಗೆಲುವು ಭಾರಿ ಮುಖ್ಯ ಅಂತ ಹೇಳ್ತಾನೆ. ಈ ಮಾತಿನಲ್ಲಿ ಎಷ್ಟು ಅರ್ಥ ಇದೆ. ಇನ್ನೊಂದು ಎಚ್ಚರಿಕೆ ಕೊಡ್ತಾನೆ ಅರ್ಜುನ, ನನ್ನ ಬೇಕೋ ದುರ್ಯೋಧನ ಬೇಕೋ ಅಂತ, ದುರ್ಯೋಧನ ಇಬ್ಬರು ಬಂದಾಗ ನಾನು ಬೇಕೋ ಸೈನ್ಯ ಬೇಕೋ ಅಂತ ಕೇಳ್ತಾನಲ್ಲ, ನಾನು ಬೇಕೋ ಆದರೆ ಆರಿಸ್ಕೊಳ್ಳಿ, ಆದರೆ ಒಬ್ಬನೇ ಬರ್ತೇನೆ ಅಷ್ಟೇ, ಶಸ್ತ್ರಾಸ್ತ್ರ ತರೋದೂ ಇಲ್ಲ ಹಿಡಿಯೋದಿಲ್ಲ ಅಂತ ಹೇಳಿಬಿಡ್ತಾನೆ. ಶಸ್ತ್ರಾಸ್ತ್ರ ತರೋದೂ ಇಲ್ಲ ಹಿಡಿಯೋದಿಲ್ಲ, ಇಂಥ ನಾನು ಬೇಕೋ ಶಸ್ತ್ರ ಹಿಡಿದ ನನ್ನ ಸೈನ್ಯ ಬೇಕೋ ಅಂತ ಕೇಳ್ತಾನೆ. ದುರ್ಯೋಧನ ಸೈನ್ಯ ಆರಿಸ್ಕೊತಾನೆ, ಅರ್ಜುನ ಕೃಷ್ಣನ ಆರಿಸ್ಕೊತಾನೆ, ನಿಮಗೆ ಗೊತ್ತಿದೆ ಅದೆಲ್ಲ ಕೂಡ. ಕೃಷ್ಣ ಹೇಳಿದ್ದೇನಂತ ನೋಡೋದಕ್ಕೆ ಏನು ಹೇಳ್ತಾನೆ, ನಾನು ಯುದ್ಧ ಮಾಡೋದಿಲ್ಲ, ಸುಮ್ಮನೆ ಕೊಡ್ತೇನೆ ಅಷ್ಟೇನೆ, ನಾನು ಆರಿಸ್ಕೊತೀರಾ ಅಂತ ಕೇಳ್ತಾನೆ. ಈ ಮಾತಿನ ಅರ್ಥ ಏನು ಗೊತ್ತಾ, ನಮಗೂ ಅದೇ ಮಾತು ಹೇಳ್ತಾನೆ, ನಾನು ಡೈರೆಕ್ಟ್ ಬಂದು ನಿಮ್ಮ ಪರ ಯುದ್ಧ ಹಿಡಿಯೋದಿಲ್ಲ, ಹಿಂದಿರ್ತೇನೆ ಸುಮ್ಮನೆ ಕೂತಿರ್ತೇನೆ ಅಷ್ಟೇ, ನಾನು ಇರ್ತೇನೆ ಬೇಕೋ ಬೇಡ ಅಂತ ಕೇಳ್ತಾನೆ ಕೃಷ್ಣ. ನೀವು ಧರ್ಮದ ಪಕ್ಷವಾದರೆ ಐ ವಿಲ್ ಬಿ ವಿತ್ ಯು, ಬಟ್ ನಾನು ಮುಂದೆ ಬರೋದಿಲ್ಲ. ಅರ್ಜುನ ಕೃಷ್ಣ ಹೇಳ್ತಾನೆ, ನಾನು ಶಸ್ತ್ರ ಹಿಡಿಯೋದಿಲ್ಲ ಅಷ್ಟೇ. ಅರ್ಜುನ ಅರ್ಥ ಮಾಡಿಕೊಂಡ, ಕೃಷ್ಣ ಶಸ್ತ್ರ ಹಿಡಿಬೇಕಾದ ಕಾರಣ ಇಲ್ಲ, ಗೆಲುವು ಕೊಡು ಸಾಕಷ್ಟೇ, ಶಸ್ತ್ರ ಹಿಡಿಬೇಕಾದ ಕಾರಣ ಇಲ್ಲ. ನಾವೇನು ತಿಳ್ಕೊತೇವೆ, ದೇವರು ಶಸ್ತ್ರ ಹಿಡಿದಲ್ವ ಬೇಡ ಬೇಡ ಅಂತ ತಿಳ್ಕೊಂಡ್ಬಿಡ್ತೇವೆ. ದೇವರು ಶಸ್ತ್ರ ಹಿಡಿದು ಗೆಲ್ಲಿಸಬೇಕಾಗಿಲ್ಲ, ನೆನಪಿರಬೇಕು. ದೇವರು ಗೆಲ್ಲಿಸಬೇಕಾದ್ರೆ ಶಸ್ತ್ರ ಹಿಡಿಬೇಕಾಗಿಲ್ಲ ದೇವರು. ಆ ಸಂಕಲ್ಪ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ, ಸಂಕಲ್ಪ ಮಾಡಿದ ಸಾಕು ಮನುಷ್ಯ ಗೆದ್ದು ಬಿಡ್ತಾನೆ. ಇದನ್ನು ಭಗವಂತ ತೋರಿಸ್ತಾನೆ, ನಾನು ಬೇಕೋ ನನ್ನ ಸೈನ್ಯ ಬೇಕು. ಅರ್ಜುನ ಆರಿಸ್ಕೊಂಡಿದ್ದ, ಕೃಷ್ಣ ನಾನೇ ಯುದ್ಧ ಮಾಡಿಬಿಡ್ಲಾ ಅಂತ ಕೇಳಿದ. ಧರ್ಮರಾಜ ಹೇಳಿದ, ಕೃಷ್ಣ ದಯವಿಟ್ಟು ಆ ಕೆಲಸ ಮಾಡಬೇಡ, ನಮಗಾಗಿ ನಿನ್ನ ಪ್ರತಿಜ್ಞೆ ಬಿಡಬೇಡ. ಆಯಿತು ನಾಳೆ ನೋಡಿಬಿಡೋಣ ಅಂತ ಹೇಳಿದಾಗ ಅರ್ಜುನ ಇಲ್ಲ ಇಲ್ಲ ಸರಿಯಾಗಿ ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನೆ. ಮತ್ತೆ ಶುರುವಾಯಿತು, ಮತ್ತೆ ಯಥಾ ಪ್ರಕಾರ ಅರ್ಜುನ ಮೇಲೆ ಯುದ್ಧ ಮಾಡ್ತಾನೆ. ಒಂದು ಸ್ಟೇಜಲ್ಲಿ ಏನಾಯ್ತು ಗೊತ್ತಾ, ಭೀಷ್ಮ ಪರ್ವದಲ್ಲಿ ಭೀಷ್ಮಾಚಾರ್ಯ ಒಳ್ಳೆ ಯುದ್ಧ ಮಾಡ್ತಾ ಮಾಡ್ತಾ ಪಾಂಡವರ ಕಡೆ 25,000 ರಥಗಳನ್ನು ಕೊಂದರಂತೆ, 25,000 ಜನಗಳನ್ನು ಕೊಂದರಂತೆ ಒಂದೇ ಸರ್ತಿಗೆ. ಈ 6-4 ಅಲ್ಲ ಅದು, 25,000 ಲೆಕ್ಕ ಹಾಕಿರಿ. ಆಗ ಅರ್ಜುನ ಎಷ್ಟು ಖುಷಿಯಾಯ್ತು ಗೊತ್ತಿರಿ, ಚಪ್ಪಾಳೆ ಹಾಕ್ಬಿಡ್ತಾನೆ, ಬಲೆಯ ತಾತ ಅಂತ ಚಪ್ಪಾಳೆ ಹಾಕ್ಬಿಡ್ತಾನೆ. ಕೃಷ್ಣ ನೋಡಿದನಂತೆ, ಬಲೆ ಅರ್ಜುನ ಭಾರಿ ಇದ್ದವರಿದ್ರೆ ಭಾರಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಆ ಕ್ಷಣ ಕೃಷ್ಣ ಏನು ಮಾಡಿದನಂತೆ, ತನ್ನ ರಥದಿಂದ ಕೆಳಗಿಳಿತಾನೆ, ಆ ಕಡೆ ಹಗ್ಗ ಬಿಟ್ಟುಬಿಡ್ತಾರೆ ಕುದುರೆಗಳದು, ಕೈ ಹೀಗೆ ಅಂತಾನಂತೆ, ಚಕ್ರವನ್ನು ಕೈಯಲ್ಲಿ ನಿಂತ್ಕೊಳ್ತದೆ ಅಂದ ತಕ್ಷಣ. ಕೃಷ್ಣ ಜೊತೆಗೆ ಒಯ್ದಿದ್ದು ನೆನಪಿರಬೇಕು, ಜೊತೆಗೆ ಒಯ್ದಿಲ್ಲ ಈಗ ಅಂತಷ್ಟು ಚಕ್ರ ಬಂದ್ಬಿಡ್ತಂತೆ ಆ ಕಡೆ ಆ ಕ್ಷಣಕ್ಕೆ. ಕೃಷ್ಣ ಮುಂದೊಂದು ಹೋಗ್ತಾ ಇದ್ದಾನೆ, ಅರ್ಜುನ ನೋಡಿದ ಅರ್ಥ ಆಯ್ತು, ನಾನು ಶಸ್ತ್ರ ಹಿಡಿಯೋದಿಲ್ಲ ಅಂತ ಹೇಳಿದ್ದ ಕೃಷ್ಣ ಹಿಡಿದು ಬಿಡ್ತಿದ್ದಾನೆ, ಕಾರಣ ಏನು, ನಾನು ಸರಿಯಾಗಿ ಯುದ್ಧ ಮಾಡ್ತಾ ಇಲ್ಲ ಅಂತ ಅರ್ಥ ಆಯ್ತು. ತಕ್ಷಣ ಅರ್ಜುನ ಹೋಗಿ ಕೃಷ್ಣನ ಕಾಲು ಹಿಡ್ಕೋತಾನೆ, ಕೃಷ್ಣ ಎಳ್ಕೊಂಡೇ ಹೋಗ್ತಾನೆ ಮುಂದಕ್ಕಾಗೇನೆ. ಭೀಷ್ಮರು ನೋಡ್ತಾರೆ, ಅದೆಲ್ಲ ಬಹಳ ವಿಶ್ವವಿಖ್ಯಾತವಾದ ಪ್ರಸಂಗ. ಭೀಷ್ಮರು ಪ್ರತಿಜ್ಞೆನೂ ಮಾಡಿರ್ತಾರೆ, ಕೃಷ್ಣಗೆ ಶಸ್ತ್ರ ಹಿಡಿಸ್ತೇನೆ ಅಂತ ಹೇಳಿಬಿಟ್ಟು ಕೃಷ್ಣ ಶಸ್ತ್ರ ಹಿಡಿದ, ಜೋರ ಹೋಗ್ತಿದ್ದಾನೆ. ಅರ್ಜುನ ಗಟ್ಟಿ ಕಾಲು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಭೀಷ್ಮರು ಶಸ್ತ್ರ ಕೆಳಗಾಗಿ ಕೃಷ್ಣ ಅಂತ ಸ್ತೋತ್ರ ಮಾಡ್ತಾ ಕೂತ್ಬಿಟ್ಟಿದ್ದ, ಪ್ರಸೀದ ದೇವೇಶ ಜಗನ್ನಿವಾಸ ಸ್ತೋತ್ರ ಮಾಡ್ತಾ ಇದ್ದಾರೆ. ಆಗ ಅರ್ಜುನ ಕೃಷ್ಣನ ಗಟ್ಟಿ ಕಾಲು ಹಿಡ್ಕೊಂಡ್ಬಿಟ್ಟು ಹೇಳ್ತಾನೆ, ಕೃಷ್ಣ ದಯವಿಟ್ಟು ಕ್ಷಮಿಸಿಬಿಡು, ಅಸ್ತ್ರ ಹಿಡಿಬೇಡ, ನಿನ್ನ ಪ್ರತಿಜ್ಞೆ ಬಿಡಬೇಡ, ಈಗೋ ನನ್ನ ಮಗನ ಮೇಲೆ ಆಣೆ ಮಾಡಿ ಹಿಡ್ತೇನೆ, ಯುದ್ಧ ಚೆನ್ನಾಗಿ ಮಾಡ್ತೇನೆ ಅಂತ ಹೇಳ್ತಾನೆ. ಆಗ ಕೃಷ್ಣ ವಾಪಸ್ ಹೋಗಿಬಿಟ್ಟಂತೆ. ಸೊ ಎರಡನೇ ಗೀತ ಆದಾಗ ಆಯ್ತು, ಈಗ ಮೊದಲು ಆಗಿದ್ದು ಪ್ರಾಕ್ಟಿಕಲಿ ಕೃಷ್ಣ ತೋರಿಸಿದೆ. ಜಕ್ಕರ ಯುದ್ಧ ಮಾಡು ಅಂತ ಹೇಳಿದ್ದ, ನೀನು ಮಾಡಿದ್ರೆ ನಾನೇ ಮಾಡ್ತೀರಿ ಅಂತ ಹೇಳಿದ. ಇದು ನಮಗೆ ಹೇಳ್ತೀನಿ, ನೀವು ಮಾಡ್ತೀರೋ ನಾನೇ ಮಾಡಲಿವ ಅಂತ ಅರ್ಥ. ನಾವು ನೀನೇ ಮಾಡು ಅಂತ ಬಿಡ್ತೇವೆ ಅಷ್ಟೇ ವ್ಯತ್ಯಾಸ ಆಗಿರೋದು, ಅದು ಮಾಡಬಾರದಷ್ಟೇ, ಇಲ್ಲ ನಾವು ಮಾಡ್ತೇವೆ ಅಂತ ಹೇಳಬೇಕು. ನಿಮಿತ್ತ ಮಾತ್ರ ಭವ್ಯ ಸವ್ಯಸ ಆಚಿತ್. ಆಗ ಅರ್ಜುನ ಹೋಗ್ತಾ, ಆಗ ಅರ್ಜುನ ಇದು ಫುಲ್ ಯುದ್ಧ ಶುರು ಮಾಡ್ತಾನೆ. ಅಲ್ಲಿವರೆಗೂ ಅರ್ಜುನ ಫುಲ್ ಇದು ಬಂದಿರಲಿಲ್ಲ, ಆಗ ಶುರು ಮಾಡ್ತಾನೆ. ನೆನಪಿರಲಿ, ಇದ್ಯಾವುದು ಭೀಮಸೇನರಿಗೆ ಬೇಕಾಗೋದಿಲ್ಲ, ಅವ್ರಿಗೆ ಗೀತೆಯೂ ಬೇಕಿಲ್ಲ, ಇಂಥದ್ದು ಯಾವುದೂ ಬೇಕಿಲ್ಲ. ಯಾಕೆ, ಪೂರ್ಣ ಪ್ರಜ್ಞೆ ಅವರು, ಎಂದು ಯಾರೆಂದು ಹಸ್ತ ಜ್ಞಾನ ಬರಬೇಕಾಗಿಲ್ಲ ಅವರಿಗೆ, ಪೂರ್ಣ ಪ್ರಜ್ಞಾ ಪೂರ್ಣ ಬೋಧ ಅವರು. ಮಹಾಭಾರತ ಯುದ್ಧವನ್ನು ನೋಡಿದವರಿಗೆ ಹರಿ ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ ಪ್ರಾಕ್ಟಿಕಲಿ ಕಾಣಿಸುತ್ತೆ. ಥಿಯರಿಟಿಕಲಿ ನೋಡಿರ್ತೀವಲ್ಲ, ಪ್ರಾಕ್ಟಿಕಲಿ ಕಾಣಿಸ್ತಕ್ಕಂಥ ಭಾಗ ಯುದ್ಧ ಶುರುವಾಯಿತು. ಮುಗಿತಾ ಮುಗಿತಾ ಬಂತು ಬುದ್ಧ ಒಂದು ಘಟ್ಟ, ಇನ್ನು ಭೀಷ್ಮರನ್ನ ಸಂಹಾರ ಮಾಡೋ ಸ್ಥಿತಿ ಬಂತು. ಇಲ್ಲಿ ಒಂದು ಗಮನದಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ಬೇಕೀಗ. ಪಾಂಡವರಿಗೆ ಭೀಷ್ಮರನ್ನು ಕೊಲ್ಲಕ್ಕಾಗಲಿಲ್ಲ, ಪಾಂಡವರಿಗೆ ಶಕ್ತಿ ಸಾಕಾಗಲಿಲ್ಲ, ಅದಕ್ಕೆ ಮೋಸ ಮಾಡಿ ಕೊಂದುಬಿಟ್ರು. ಎಲ್ಲ ಕತೆ ಕೇಳಿಬಿಟ್ಟಿರ್ತೇವೆ. ಈ ಸಿನಿಮಾ ನಾಟಕ ನೋಡಿದವರಿಗಂತೂ ಅದೇ ತಲೆ ಕೂತ್ಬಿಟ್ಟಿರು. ಭಾರಿ ತಪ್ಪದು. ಭೀಮಾರ್ಜುನರು ಬಂದು ಭೀಷ್ಮರು ಏನೂ ಅಲ್ಲ ಅಂತ ಹೇಳ್ತಾರೆ, ನೆನಪಿರಬೇಕು. ಭೀಮಾರ್ಜುನವು ಅತ್ಯುತ್ತಮ ಬಲಾವಪಿ, ಎಲ್ಲಿಯ ಭೀಷ್ಮರು ಎಲ್ಲಿಯ ಭೀಮಸೇನ ಅರ್ಥಾತ್ ಸಂಬಂಧ ದುರ್ಜನ ಒಪ್ಕೊಂಡ್ಬಿಟ್ಟಿದ್ದಾನೆ ಅದನ್ನು. ಪರ್ಯಾಪ್ತಂತ್ಯದ ಮೇತೇಷಾಂ ಬಲಂ ಭೀಮಾವಿರಕ್ಷಿತ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾವಿರಕ್ಷಿತ, ಒಪ್ಕೊಂಡ್ಬಿಟ್ಟಿದ್ದಾನೆ ದುರ್ಯೋಧನನೇ. ಆದರೆ ಭೀಮಾರ್ಜುನರಿಗೆ ಒಂದು ಯೋಚನೆ ಇತ್ತು, ಇವರು ಭೀಷ್ಮರು ಕುಲರು ದೊಡ್ಡ ಮನುಷ್ಯ ವ್ಯಕ್ತಿ, ಹಿರಿಯ ಮನುಷ್ಯರು, ಪಾಪ ಅವರನ್ನು ನಾವು ಹೇಗೇಗೋ ಕೊಲ್ಲಬಾರದು. ಇದು ಮೊದಲನೇ ಸಂಕಲ್ಪ, ಹೇಗೋ ಕೊಲ್ಲಬಾರದು, ಇಷ್ಟಪಟ್ಟು ಅವರು ಇಷ್ಟಪಡೋ ರೀತಿಯಲ್ಲಿ ಕೊಲ್ಲಬೇಕಿಷ್ಟೆ. ಭೀಷ್ಮರಿಗೆ ಹೇಗೆ ಕೊಂದರೆ ಸಂತೋಷವಾಗುತ್ತೋ ಆ ರೀತಿ ಮಾಡಬೇಕು, ಇದು ಅವರ ಕಾನ್ಸೆಪ್ಟ್ ಅಷ್ಟೆ, ಇನ್ನೇನು ಇರಲಿಲ್ಲ. ಇದು ಧರ್ಮರಾಜನಿಗೂ ಗೊತ್ತು. ಅದಕ್ಕೆ ಯುದ್ಧಕ್ಕಿಂತ ಮುಂಚೆ ಒಂದು ಪ್ರಸಂಗ ನಡೆದಿರುತ್ತೆ. ಧರ್ಮರಾಜ ಎಲ್ಲರ ಹತ್ರ ಹೋಗ್ತಾನೆ, ಭೀಷ್ಮರ ಹತ್ರ, ದ್ರೋಣರ ಹತ್ರ ಹೋಗಿಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡ್ತಾರೆ, ಅವ್ರು ಸಂತೋಷ ಪಡ್ತಾರೆ. ಭಲೇ ಧರ್ಮರಾಜ, ಎಷ್ಟು ಪುಣ್ಯಾತ್ಮ ನೀನು, ಯುದ್ಧಕ್ಕೆ ಶುರು ಮಾಡಬೇಕಾಗಿದೆ, ಎದುರು ನಿಂತಿದ್ದೇವೆ, ನಮಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ತೀಯಲ್ಲ, ಎಂಥ ದೊಡ್ಡ ವ್ಯಕ್ತಿ ನೀನೀಗ, ನನಗೆ ಭಾರಿ ಖುಷಿಯಾಯಿತು. ಅವ್ರೇನು ಮಾಡಿದ್ರು ಗೊತ್ತಾಗ, ಯಥೋ ಧರ್ಮ ತತಃ ಕೃಷ್ಣ, ಯಥೋ ಕೃಷ್ಣ ತತಃ ಕೃಷ್ಣ ತಥೋ ಜಯ, ಯಥೋ ಧರ್ಮ ತತಃ ಕೃಷ್ಣ, ಯಥಃ ಕೃಷ್ಣ ತಥೋ ಜಯ. ಧರ್ಮ ಇದ್ದಲ್ಲಿ ಕೃಷ್ಣ, ಕೃಷ್ಣ ಇದ್ದಲ್ಲಿ ಜಯ. ನೀವು ಗೆಲ್ತೀರಿ ಹೋಗಿ ಅಂದ್ಬಿಟ್ರೆ ಮುಗಿದೋಯ್ತಾಗಲೇ ಒಂಥರ ಮ್ಯಾಚ್ ಫಿಕ್ಸಿಂಗ್, ಇಂಡೈರೆಕ್ಟ್ಲಿ ಮ್ಯಾಚ್ ಫಿಕ್ಸಿಂಗ್ ಆದಾಗಾಯ್ತು. ಧರ್ಮರಾಜ ನಮಸ್ಕಾರ ಮಾಡಿ ಖುಷಿಯಾಗಿಬಿಡ್ತು ಅವ್ರಿಗೆಲ್ಲ ಕೂಡ. ಆಗ ಧರ್ಮರಾಜ ಕೇಳ್ತಾರೆ, ಭೀಷ್ಮರೇ ತಾತ ನಿಮ್ಮನ್ನು ಹೇಗೆ ಕೊಲ್ಲಬೇಕು ಅಂತ ಕೇಳ್ತಾರೆ. ಶಕ್ತಿಯಿಂದ ಅಲ್ಲ, ನಿಮ್ಮ ಇಷ್ಟ ಅದು, ಆ ರೀತಿ ಕೊಲ್ತೇವೆ ನಾವು, ನಿಮ್ಮ ಛಾಯ್ಸ್ ಅದು. ಈ ರೀತಿ ಕೊಂದ್ರೆ ನಿಮಗೆ ಸಂತೋಷವಾಗುತ್ತಲ್ಲ, ಆ ರೀತಿ ಕೊಂದು ಬಿಡ್ತೇನೆ ಅಂತ ಹೇಳಿದ್ರೆ. ನಿಮ್ಗೆ ಇಂಜೆಕ್ಷನ್ ಬೇಕೋ, ನಿಮಗೆ ಆಪರೇಷನ್ ಮಾಡಬೇಕಂತ ಕೇಳ್ತಾರೆ ಆ ಟೈಪ್, ನಿಮ್ಮ ಛಾಯ್ಸ್ ಅದು, ರೋಗಿ ಛಾಯ್ಸ್ ಇದ್ದಾಗ. ಅವರು ಇಲ್ಲ ಧರ್ಮರಾಜ, ಈಗ ಹೇಳೋದಿಲ್ಲ, ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾರೆ. 9 ದಿವಸ ಯುದ್ಧ ಮುಗಿಯುತ್ತೆ. ಆಗ ಕೃಷ್ಣನ್ ಕೇಳ್ತಾನೆ, ಧರ್ಮರಾಜ ಇನ್ನು ಇವ್ರನ್ನ ಕೊಂದು ಬಿಡಬೇಕು ಭೀಷ್ಮರನ್ನ. ಅದಕ್ಕೆ ಅವ್ರು ಆಮೇಲೆ ಬಾ ಅಂತ ಹೇಳಿದ್ದಾರೆ. ನಾ ಹೋಗ್ತೀನಿ ಅಂತ ಭೀಷ್ಮರ ಹೊರಟ ತಕ್ಷಣ ಕೃಷ್ಣ ಹೋಗಿ ಬಾ ಅಂತ ಹೇಳೋದಿಲ್ಲ, ನಾನು ಬರ್ತೇನೆ ನಡಿ ಅಂತ ಹೇಳ್ತಾರೆ. ಇದು ಕೃಷ್ಣನ ಪಾತ್ರ, ಇದು ಯಾವಾಗಲೂ ದೇವರು ಜೊತೆಗೆ ಇರ್ತಾರೆ ಎಂಬುದಕ್ಕೆ ಸಾಕ್ಷಿ ಇದು. ನಾನು ಬರ್ತೇನೆ ಜೊತೆಗೆ, ಎಂದೂ ದೇವರು ನಮ್ಮ ಹಿಂದೆ ಬಿಡೋದಿಲ್ಲ, ಎಲ್ಲ ಹೊರಟುಬಿಟ್ರು. ಹೊರಟು ರಾತ್ರಿ ಕೇಳ್ತಾರೆ, ಭೀಷ್ಮರೇ ನಿಮ್ಮನ್ನು ಹೇಗೆ ಕೊಲ್ಲಬೇಕು ಹೇಳಿ, ಕೊಲ್ಲೋದು ಪ್ರಶ್ನೆ ನಮಗಿಲ್ಲ, ನಿಮ್ಮ ಇಚ್ಛೆ ಅಷ್ಟೇನೆ, ನೀವು ನಮಗೆ ಚಾಚಿಕೊಟ್ರೆ ಕೊಂದಾಕ್ಬಿಡ್ತೇವೆ, ನಿಮಗೊಂದು ಇಷ್ಟ ಇದ್ರೆ ಹೇಳಿ ಅಂತ ಕೇಳ್ತಾರೆ. ಆಗ ಭೀಷ್ಮರು ಹೇಳ್ತಾರೆ, ನಾನು ಕುಲುಕುಲ ವೃದ್ಧ, ಪರಶುರಾಮರ ಶಿಷ್ಯ, ಹೇಗೋ ಸತ್ಯ ಅಂತ ಆಗಬಾರದು, ಶಸ್ತ್ರ ಕೈಯಲ್ಲಿದ್ದಾಗ ಸತ್ಯ ಅಂತ ಆಗಬಾರದು, ಶಸ್ತ್ರ ಬಿಟ್ಟಾಗ ನಾನು ಕೊಲ್ಲಬೇಕು ನೀವು ಅಂತ ಹೇಳ್ತಾರೆ. ಅದು ಎಂತ ಇರ್ಲಿ, ಏನು ಗೊತ್ತಾರೆ, ಕೆಟ್ಟಾದ್ರೂ ತಗೋಬೇಕು ಅಂತ ಅರ್ಥ ಅದಕ್ಕೆ. ಅರ್ಥ ಆಯ್ತಾ? ನಾ ಶಸ್ತ್ರ ಬಿಟ್ಟಾಗ ಕೊಲ್ಲಬೇಕು ಅಂದ್ರೆ ನೀವು ತಪ್ಪು ಮಾಡಿದ್ರೆ ನೆನೆಸ್ಕೋಬೇಕೋ ಇಲ್ವೋ? ಪಾಂಡವರಿಗೆ ಆಯೋಚನೆ, ನಮ್ಮ ಜನ ಬೈದರೂ ಪರವಾಗಿಲ್ಲ, ತಾತ ಮೆಚ್ಚ ಕೊಲ್ಲಬೇಕಷ್ಟೇ, ಇದು ಪಾಂಡವರ ಒಂದು ಸ್ಯಾಕ್ರಿಫೈಸ್ ಅಂದ್ರೆ ಅದೇ ಆಯ್ತು. ಯಾವ ಶಸ್ತ್ರ ಬಿಡ್ತೀರಿ ಅಂತ ಕೇಳ್ತಾರೆ. ಆ ಶಿಖಂಡಿ ನಿಜವಾದ ಗಂಡಲ್ಲ, ಹೆಣ್ಣು ಗಂಡು ಸೇರ್ಕೊಂಡಿದ್ದಾರಷ್ಟೇನೆ, ನಾನು ಕೊಲ್ಲ ಕೊಟ್ಟು ಬಂದಿದ್ದಾಳೆ. ಅವಳು ಎದುರು ನಿಂತ್ಕೊಂಡ್ರೆ ನಾನು ಹೆಂಗಸರ ವಿರುದ್ಧ ಯುದ್ಧ ಮಾಡೋದಿಲ್ಲ, ನಮ್ಮ ಜನ ಮಾಡೋದು ಹೆಂಗಸರ ವಿರುದ್ಧ ಯುದ್ಧ, ಪಾಪ ಭೀಷ್ಮರ ಆಗಲ್ಲ, ಹೆಂಗಸರ ಯುದ್ಧ ಯುದ್ಧ ಮಾಡೋದಿಲ್ಲ ನಾನು, ಅವ್ರು ಬಂದು ಶಸ್ತ್ರ ಕೆಳಗೆ ಹಾಕ್ತೀನಿ ಅಂತ ಹೇಳಿದ್ರು. ಆಗಲಿ ಅಂತ ಹೇಳಿದ್ದಾರೆ. ಅರ್ಥ ಭೀಷ್ಮರದ ಛಾಯ್ಸೆ ಹೊರತು ಪಾಂಡವರು ಮೋಸ ಮಾಡಿಲ್ಲ, ನೆನಪಿರಬೇಕು. ಮರುದಿವಸ ಹಾಗೆ ನಡೀತು, ಸಿಕ್ಕಟ್ಟು ಮುಂದಿಟ್ಕೊಂಡು ಬಂದರು, ಬಾಣ ಹೊಡಿತಾ ಇದ್ದಾರೆ. ಭೀಷ್ಮರು ಮಾತಿ ತಕ್ಕಂತೆ ಧನುಸೇನೆ ಕೆಳಗೆ ಇಡಲಿಲ್ಲ ಅವರು, ಅಷ್ಟು ಹೇಳಿದ್ರು ಇಂಥ ಕೆಳಗೆ ಬಿಡೋದಿಲ್ಲ ಅವರು, ಯುದ್ಧ ಮಾಡ್ತಾನೆ ಇರ್ತಾರೆ. ಆದರೆ ಒಂದು ಕೆಲಸ ಮಾಡ್ತಾರೆ, ಶಿಖಂಡಿ ಹೊಡೆದು ಶಿಖಂಡಿ ಮೇಲೆ ಮಾತ್ರ ಬಾಣ ಹೊಡಿತಿರಲಿಲ್ಲ ಅವರು, ಆ ಹೆಂಗಸು ಅಂತ ಬಿಟ್ಟುಬಿಡ್ತಾ ಇರ್ತಾರೆ. ಆ ಅರ್ಜುನ ಮಾತ್ರ ಬಾಣ ಹೊಡಿತಾ ಇರ್ತಾರೆ. ಆಗ ಅರ್ಜುನ ಬಾಣ ಬಂದು ಮೈ ಮೇಲೆ ಬೀಳುತ್ತೆ, ಭೀಷ್ಮರು ಬಿದ್ದು ಬಿಡ್ತಾರೆ ಕೆಳಗಡೆ. ಇದು ಭೀಷ್ಮರ ಪಾಠವಾಯಿತು. ಇದರಿಂದ ಇದ್ದ ವ್ಯಕ್ತಿತ್ವ ಪೂರ್ತಿ ಕೃಷ್ಣನದೇನೆ, ಹೇಗೆ ಕೊಲ್ಲಿಸಬೇಕು ಅಂತ ಹೇಳಿದ್ದು, ಚಕ್ರ ಹಿಡಿದು ಸ್ಫೂರ್ತಿ ಕೊಟ್ಟಿದ್ದು ಎಲ್ಲ ಕೃಷ್ಣನೇ ಹೊರತು ಬೇರೆ ಅಲ್ವೇ ಅಲ್ಲ. ಅಲ್ಲಿಗೆ ಭೀಷ್ಮ ಪರ್ವದಲ್ಲಿ ಪ್ರಧಾನವಾಗಿ ಭೀಷ್ಮರ ಪಾತ್ರ, ಆ ಪಾತ್ರಕ್ಕೆ ಕಾರಣವಾಗಿದ್ದು ಅರ್ಜುನ, ಅರ್ಜುನ ಸ್ಫೂರ್ತಿ ಕೊಟ್ಟಿದ್ದು ಕೃಷ್ಣ. ಅಂದಮೇಲೆ ಭೀಷ್ಮ ಪರ್ವದಲ್ಲಿ ಭೀಷ್ಮರ ಪತನಕ್ಕೆ ಕೃಷ್ಣ ಮುಖ್ಯ ಹೇತು, ಆದ್ದರಿಂದ ಭೀಷ್ಮ ಪರ್ವದ ಪಾತ್ರ ಕೃಷ್ಣಂದೇ ಹೊರತು ಬೇರೆ ಯಾರದೂ ಅಲ್ಲ. ಇದು ಒಂದು ಘಟ್ಟ ಇದೆ. ಮುಂದೆ ದ್ರೋಣ ಪರ್ವ ಶುರುವಾಯಿತು. ದ್ರೋಣ ಪರ್ವದಲ್ಲಿ ವಿಚಿತ್ರ ಘಟ್ಟಗಳು. 2 ದಿವಸ ಯುದ್ಧದಲ್ಲಿ ಭಗದತ್ತ ಯುದ್ಧಕ್ಕೆ ಬರ್ತಾನೆ. ಭಗದತ್ತನಿಗೂ ಪಾಂಡವರಿಗೂ ಯುದ್ಧ. ಅರ್ಜುನನ ಸಂಕ್ಷಿಪ್ತಕರು ದೂರ ಕರ್ಕೊಂಡು ಹೊರಟೋಗಿರ್ತಾರೆ. ಈ ಭಗದತ್ತನ ಹತ್ರ ವೈಷ್ಣವಾಸ್ತ್ರ ಇರುತ್ತೆ. ಆ ವೈಷ್ಣವಾಸ್ತ್ರ ಇರುವವರಿಗೆ ಅವನಿಗೆ ಸಾವಿಲ್ಲ ಅಂತ ವರ ಇರುತ್ತೆ, ವರಾಹದೇವರ ವರ. ಆದ್ದರಿಂದ ಜೋರ ಯುದ್ಧ ಮಾಡ್ತಿರ್ತಾರೆ. ಆ ಸಮಯಕ್ಕೆ ಸಂಕ್ಷಿಪ್ತಕರ ವಿರುದ್ಧ ಅರ್ಜುನ ದೂರ ಯುದ್ಧ ಮಾಡ್ತಾ ಇರ್ತಾನೆ. ಪರಿಸ್ಥಿತಿ ಅರ್ಥವಾಗುತ್ತೆ. ಆಗ ಕೃಷ್ಣ ನಾನು ಏನು ಮಾಡಲಿ ಈಗ? ಭಗದತ್ತನ ಗೆಲ್ಲೋದು ಭಾರಿ ಕಷ್ಟ ಆಗಿದೆ. ಆ ಕಡೆ ಇಲ್ಲಿಂದ ಸಪ್ತಸಪ್ತರು ಕರೆದಿದ್ದಾರೆ, ಯುದ್ಧ ಬಿಟ್ಟು ಹೋಗಾಗಿಲ್ಲ, ಏನು ಮಾಡಲಿ ಅಂತ ಕೇಳ್ತಾನೆ. ಆಗ ಕೃಷ್ಣ ಗೈಡ್ ಮಾಡ್ತಾರೆ ಆ ಥರ, ಅರ್ಜುನ ಏನು ಮಾಡಬೇಕಾ ಯೋಚನೆ ಮಾಡು, ಅಲ್ಲಿಗೆ ಹೋಗಲೇಬೇಕು ಒಂದು, ಇಲ್ಲಿ ಈಗ ಬಿಡಾಗಿಲ್ಲ ಒಂದು, ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯವಾದ ಮಾತಿದೆ. ಕೃಷ್ಣ ಕೆಲವೊಮ್ಮೆ ನೇರ ಹೇಳ್ತಾರೆ, ಕೆಲವೊಮ್ಮೆ ನೇರ ಹೇಳೋದಿಲ್ಲ, ಯೋಚನೆ ಮಾಡುವಂತ ಅಷ್ಟೇ ಹೇಳ್ತಾರೆ. ಅರ್ಜುನ ಯೋಚನೆ ಮಾಡ್ತಾನೆ, ಹೊಡೆಯುತ್ತೆ ಹೊಡೆಯುತ್ತೆ ಎಲ್ಲ ಹೊಳಸ್ತಾನೆ ಕೃಷ್ಣ. ಏನಂತ, ಸಂಕ್ಷಿಪ್ತಕರ್ನ ಬಿಡಾಗಿಲ್ಲ ಬಿಡಲೇಬೇಕು. ಆಗ ಸಂಮೋಹನಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಸಂಮೋಹನಾಸ್ತ್ರ ಪ್ರಯೋಗ ಮಾಡಿದಾಗ ಆ ಸಂಕ್ಷಿಪ್ತಕರಿಗೆ ಏನಾಯಿತು ಅಂದರೆ, ಪರಸ್ಪರಂ ಕೃಷ್ಣ ಪಾರ್ಥಾವಿತಿ ಸ್ಮ, ಎದುರಿಗಿರೋದೇ ಕೃಷ್ಣಾರ್ಜುನ ಕಂಡ ಕಾಣ್ತಿದ್ರು, ಅವರವರೇನೆ ಅವರವರೇನೆ ಹೊಡ್ಕೋತಾ ಇದ್ದಾರೆ, ಜೋರ ಹೊಡ್ಕೋತಾ ಇದ್ದಾರೆ. ಅರ್ಜುನ ಕೃಷ್ಣ ಓಡಿಸಿಬಿಡ್ತಾನೆ, ಆ ಕಡೆ ಹೋಗಿಬಿಡ್ತಾರೆ. ಯುದ್ಧ ಮಾಡ್ಕೋತಾ ಇರ್ತಾರೆ ಆಟೋಮೆಟಿಕ್, ಇಡೀ ದಿವಸ ಯುದ್ಧ ಮಾಡ್ತಿರ್ತಾರೆ ಪಾಪ. ಆಚಾರ್ಯ ಹೇಳಿದಾಗ ಇಡೀ ದಿವಸ ಗುಟ್ಟಿ ಹಾಕ್ತಿರ್ತಾನೋ ಅದೇ ಟೈಪು ಯುದ್ಧ ನಡೀತಾ ಇದೆ. ಹಾಗೇನೆ ಅಂದರೆ ಅರ್ಜುನನ ಪರಾಕ್ರಮ ಸಂಮೋಹನಾಸ್ತ್ರ ಪ್ರಯೋಗ ಮಾಡಿದ್ದು, ಸ್ಫೂರ್ತಿ ಕೊಟ್ಟಿದ್ದು ಮತ್ತೆ ಕೃಷ್ಣನೇ. ಸಂಕ್ಷಿಪ್ತಕರಿಂದ ಹೋಗಿರಬೇಕು, ಯುದ್ಧ ಬಿಟ್ಟ ಅಂತಾಗಬಾರದು, ಅಲ್ಲಿ ಭಗದತ್ತನ ಸಂಹಾರಕ್ಕೆ ಹೋಗಬೇಕು. ಈ ವ್ಯವಸ್ಥೆ ಮಾಡಿದ್ದು ಮತ್ತೊಮ್ಮೆ ಕೃಷ್ಣ. ಅಲ್ಲಿ ಹೋಗ್ತಾರೆ, ಯುದ್ಧ ಶುರುವಾಗುತ್ತೆ, ಭಗದತ್ತ ಭಾರಿ ಜೋರ ಯುದ್ಧ ಮಾಡ್ತಾನೆ. ಆ ಯುದ್ಧದ ಒಂದು ಕಾಲಕ್ಕೆ ಏನು ಮಾಡಿದೆ ಗೊತ್ತಾ, ಭಗದ ಅರ್ಜುನ ಕೈ ಹೊಡೆಯೋದು ಭಾರಿ ಕಷ್ಟ ಆಗ್ತಾ ಇದೆ. ಆಗ ಭಗದತ್ತ ವೈಷ್ಣವಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ವೈಷ್ಣವಾಸ್ತ್ರಂ ತದಾ ಅಂಕುಶಿ ಆಕಾರೋತ್ ಅಂತ ಹೇಳ್ತಾರೆ. ತಗೊಂಡು ಅರ್ಜುನ ಬಿಟ್ಟೇ ಬಿಟ್ಟನಂತಾನೆ ಕೃಷ್ಣ. ಆ ಕ್ಷಣಕ್ಕೆ ಸ್ವಲ್ಪ ಮೇಲೆ ಕೇಳ್ತಾನೆ, ವೈಷ್ಣವಾಸ್ತ್ರ ಕೃಷ್ಣನ ಕೊರಳಲ್ಲಿ ವೈಜಯಂತಿ ಮಾಲೆ ಆಯಿತು ಅಂತ ಹೇಳ್ತಾನೆ. ವೈಜಯಂತಿ ಮಾಲೆ ಆಗೋಗ್ಬಿಡ್ತು. ಅರ್ಜುನ ನೋಡ್ತಾನೆ ಕೃಷ್ಣ ಸ್ವಲ್ಪ ವಿಮಾನ ಆಸೆ ಇತ್ತು ಅಂತ ಹೇಳ್ತಾರೆ. ಮನಸ್ಸು ಬೇಸರ ಮಾಡಿಕೊಂಡಂತೆ, ಕೃಷ್ಣ ನೀನು ಯುದ್ಧ ಮಾಡೋದಿಲ್ಲ ಅಂತ ಮಾತು ಕೊಟ್ಟುಬಿಟ್ಟು ಯಾಕೆ ಅಡ್ಡ ನಿಂತ್ಕೊಂಡು ಅಂತ ಕೇಳ್ತಾನೆ. ನಾವಾಗಿದ್ರೆ ಒಳ್ಳೆ ಬೆಸ್ಟ್ ಥ್ಯಾಂಕ್ಸ್ ಅಂತ ಹೇಳ್ಬಿಡು, ನಮ್ಮ ಕೆಲಸ ಇಂಪ್ರೂವ್ ಮಾಡಿ ಭಾರಿ ಖುಷಿ ಆಗುತ್ತೆ, ಊಟ ಒಂದು ಬಿಟ್ಟು ಉಳಿದೆಲ್ಲ ನಮ್ಮ ಕೆಲಸ ಯಾರು ಬೇಕಾದ್ರೂ ಮಾಡ್ಬೋದು, ಅದು ಮಾತ್ರ ನಾವೇ ಮಾಡಬೇಕಾಗ್ತದೆ. ಅರ್ಜುನ ಭಾರಿ ಬೇಜಾರು ಮಾಡಿಕೊಂಡು, ಕೃಷ್ಣ ಹಾಗೆ ಯಾಕೆ ಹಾಗೆ ಮಾಡಿದೆ ನೀನೀಗ? ಆಗ ಅರ್ಜುನ ಕೃಷ್ಣ ಹೇಳ್ತಾನೆ, ಅರ್ಜುನ ಏನು ಪ್ರಶ್ನೆ ಕೇಳಿದೆ ಹೇಳು ಅಂತ ಹೇಳ್ತಾನೆ. ಕೃಷ್ಣ ಇದನ್ನು ಯಾಕೆ ನೀನು ಧರಿಸಿದೆ ಅಂತ ಕೇಳ್ತಾನೆ. ಅರ್ಜುನ ಇಷ್ಟೇ ತಿಳ್ಕೊಂಡಿದ್ದೆ ನೀನು, ವೈಷ್ಣವಾಸ್ತ್ರವನ್ನು ಯಾತಕ್ಕೆ ಧರಿಸ್ತೀಯ ಅಂತ ಕೇಳ್ತೀಯಲ್ಲ, ಮಯಾಖಿಲಂ ಸರ್ವದಾ ಧಾರ್ಯತೆ ಏವ, ಇದು ಒಂದೇ ಅಲ್ಲ ಎಲ್ಲ ಹೇಳ್ಕೊಂಡಿರೋ ನಾನೇ ಅಂತ ಹೇಳ್ತಾನೆ ಕೃಷ್ಣ. ಇದು ಒಂದೇ ಅಲ್ಲ, ಪ್ರತಿ ಕ್ಷಣದಲ್ಲೂ ಕಾಪಾಡೋದು ನಾನೇ ಗೊತ್ತಾ ಅಂತ ಹೇಳ್ತಾನೆ. ಇದು ನಮಗೆ ಉತ್ತರ. ಅರ್ಜುನ ಕೃಷ್ಣನ ಪಾತ್ರ ಹೇಗಿದೆ ಅಂದರೆ, ಪ್ರತಿ ಕ್ಷಣದಲ್ಲೂ ಕೃಷ್ಣನದೇ ಪಾತ್ರ, ಯಾರೇ ಏನೇ ಗೆಲ್ಲಿ ಏನೇ ಕೃಷ್ಣನೇ ಗೆಲ್ಲಬಹುದು ಅಂತ. ಇದು ಒಂದೇ ಅಲ್ಲ ಅಯ್ಯ ಎಲ್ಲ ಧರಿಸಿರೋದು ನಾನೇ ಅಂತ ಹೇಳಿದ ತಕ್ಷಣ ಅರ್ಜುನಿಗೆ ಅರ್ಥ ಆಗಲಿಲ್ಲ. ಆಗ ಕೃಷ್ಣ ಹೇಳ್ತಾನೆ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ವ್ಯೂಹ ರೂಪಗಳನ್ನು ಹೇಳ್ತಾ ಏನೇನು ಮಾಡಿ ಎಲ್ಲ ಹೇಳ್ತಾ ಬರ್ತಾರೆ. ಆಗ ಅರ್ಜುನಿಗೆ ಅರ್ಥ ಆಯ್ತಂತೆ, ಹೌದು ಕೃಷ್ಣ ನಾನು ತಪ್ಪು ತಿಳ್ಕೊಂಡಿದ್ದೆ, ಇಷ್ಟೊತ್ತು ಇಷ್ಟೊತ್ತು ನಾನು ಮಾಡ್ತಿದ್ದೆ, ಈಗ ನೀನು ಮಾಡಿದೆ ಅಂತ ಹೇಳಿ ಎಲ್ಲ ನೀನೇ ಮಾಡ್ತಿ ಅಂತ ಅರ್ಥ ಆಯಿತು ಅಂತ ಹೇಳ್ತಾರೆ. ಇದು ಅರ್ಜುನಿಗೆ ಅರ್ಥ, ನಮಗೆ ಅರ್ಥ ಆಗಬೇಕಿದು. ನಾನ್ಕರ್ತ ಹರಿಕರ್ತ, ಯಾರೇ ಏನೇ ಕೆಲಸ ಮಾಡಿದರು ಯಾವ ಕ್ಷಣದಲ್ಲೂ ಕೂಡ ಯಾರು ಮಾಡಿಸ್ತಿರೋದು ದೇವರು, ಅದನ್ನು ಯುದ್ಧದಲ್ಲಿ ತೋರಿಸ್ಕೊಳ್ತಾನೆ ಭಗವಂತ. ಇದು ಅರ್ಥ ಮಾಡಿಕೊಂಡ್ರೆ ಮೈನಸ್ ಕೃಷ್ಣ ಏನಾಗ್ತಿದ್ದು ಅರ್ಜುನ ಯೋಚನೆ ಮಾಡಿಯಾಗ. ಅಕಸ್ಮಾತ್ ಕೃಷ್ಣ ಇದ್ದಿಲ್ಲ, ಅರ್ಜುನ ಏನು ಮಾಡಲು ಸಾಧ್ಯ ಆಗ್ತಿರಲಿಲ್ಲ. ಅರ್ಜುನನ ಕಾಪಾಡಿದ್ದೇ ಕೃಷ್ಣ, ಉಳಿಸಿದ್ದೇ ಕೃಷ್ಣ. ಆ ಕ್ಷಣಕ್ಕೆ ಮತ್ತೆ ಯುದ್ಧ ಮುಂದುವರಿಯಿತು. ಇನ್ನ ಭಗದತ್ತನ ಕೊಲ್ಲೋ ಸಮಸ್ಯೆ ಇಲ್ಲ, ವೈಷ್ಣವಾಸ್ತ್ರ ಇಲ್ಲ, ವರ ಹೋಯ್ತು ಅವನಿಗೀಗ. ಮುಂದೆ ಎರಡು ಬಾಣ ತಗೋತಾನೆ, ಒಂದರಿಂದ ಭಗದತ್ತನ ಕೊಲ್ತಾನೆ, ಇನ್ನೊಂದರಿಂದ ಸುಪ್ರೀತಿಗೆ ಆನೆಯನ್ನು ಕೊಂದು ಬಿಡ್ತಾನೆ. ಇಬ್ಬರು ಬಿದ್ದು ಹೋಗಿಬಿಟ್ರು, ಅಲ್ಲಿಗೆ ಕಥೆ ಮುಗೀತು. ಇನ್ನು ಬರೋ ದಿವಸ ಸಮಸ್ಯೆ ಶುರುವಾಯಿತು. ಚಕ್ರವ್ಯೂಹವನ್ನು ಪ್ರಾಣ ಇಡ್ತಾರೆ ದ್ರೋಣಾಚಾರ್ಯರು ಈ ಸೇಡು ತಿಳಿಸಿಕೊಳ್ಳೋದಕ್ಕೋಸ್ಕರ. ಇಡೀ ದಿವಸ ಯುದ್ಧ, ಸಂಕ್ಷಿಪ್ತಕರ ಮೇಲೆ ಅರ್ಜುನನ ಯುದ್ಧ. ಇಲ್ಲಿ ಅಭಿಮನ್ಯು ಚಕ್ರವ್ಯೂಹ ಪ್ರವೇಶವನ್ನು ಮಾಡ್ತಾನೆ ಒಳಗಡೆ. ಅರ್ಜುನನ ಮಗ ಅಂದ್ರೆ ಅರ್ಜುನನ ಮಗನೇನೆ, ಅಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾನೆ ಪಾಪ. ಸಾಯಂಕಾಲದ ಹೊತ್ತಿಗೆ ದೊಡ್ಡ ಅನರ್ಥ ನಡೆದು ಅಭಿಮನ್ಯು ಕೊಂದು ಹಾಕಿಬಿಡ್ತಾರೆ. ಒಬ್ಬರೇ ಅಲ್ಲ, ತುಂಬಾ ಜನ ಸೇರಿ ಮೋಸ ಮಾಡಿ ಕೊಂದು ಹಾಕಿಬಿಡ್ತಾರೆ ಅಭಿಮನ್ಯುವನ್ನು. ಇದೊಂದು ಜ್ಞಾಪಕ ಇರಲಿ. ಪಾಂಡವರು ಮೋಸ ಮಾಡಿದ್ರಂತ ಯಾರು ಹೇಳೋದಾರೆ ಭಾರಿ ತಪ್ಪದು. ಮೋಸ ಮಾಡಿದ್ದು ಕೌರವರು, ಒಬ್ಬ ಹುಡುಗನನ್ನ ಪಾಪ ಎಲ್ಲರೂ ಸೇರಿ ಕೊಂದು ಹಾಕಿಬಿಡ್ತಾರೆ. ಒಂದ್ ಕಡೆ ನೋಡಿದರೆ ದ್ರೋಣರು, ಕರ್ಣ, ಶಲ್ಯ, ದುರ್ಯೋಧನ, ದುಶ್ಯಾಸನ, ಕೃತವರ್ಮ ಎಷ್ಟೋ ಜನ ಸೇರಿಕೊಂಡು ಅನ್ಯಾಯ ಮಾಡಿ ಕೊಂದು ಹಾಕಿಬಿಡ್ತಾರೆ. ಸತ್ತೋಗ್ತಾನೆ ಅಭಿಮನ್ಯು, ಆ ಕಡೆ ವಾಪಸ್ ಬರ್ತಾರೆ. ಮುಂದಿನ ಕಥೆ ನಮಗೆ ಗೊತ್ತಿದೆ. ಅಭಿಮನ್ಯುವಿಗೆ ಏನಾಗಿದೆ ಅಂತ ಸತ್ತೋಗಿರೋ ವಿಷಯ ಅರ್ಜುನಿಗೆ ಗೊತ್ತಾಗಿಲ್ಲ ಇನ್ನೂ ಕೂಡ. ವಾಪಸ್ ಬರ್ತಾನೆ, ಶೂನ್ಯವಾದ ವಾತಾವರಣ ಎಲ್ಲ ಕಡೆನೂ ಒಂಥರ, ಅಷ್ಟು ಶೂನ್ಯ ವಾತಾವರಣ. ಆಗ ಏನಾಯಿತು ಅಂತ ಕೇಳಿದಾಗ ಉತ್ತರ ಗೊತ್ತಾಯಿತು, ಅಭಿಮನ್ಯು ಸತ್ತೋದ. ಆ ಕ್ಷಣಕ್ಕೆ ಅಭಿಮನ್ಯು ಅರ್ಜುನ ಸಮಾಧಾನ ಮಾಡಲಿಕ್ಕೆ ಯಾರಿಗೂ ಸಾಧ್ಯವೇ ಆಗಲಿಲ್ಲ ಅಂತ. ಅಷ್ಟರ ಮಟ್ಟಿಗೆ ಅರ್ಜುನ ದುಃಖ ಪಡ್ತಾನೆ, ಭಾರಿ ದುಃಖ ಪಡ್ತಾನೆ ಅರ್ಜುನ. ಇದು ತಮಾಷೆ ಹೇಳೋದುಂಟು, ಸ್ವಾಮಿಗಳೆಲ್ಲ ಹೇಳ್ತಿರ್ತಾರೆ. ಏನಂತ ಗೊತ್ತೇನು, ಅರ್ಜುನ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲವಂತೆ. ಕೃಷ್ಣ ಜೋರ ತಾಳೋಳಕ್ಕೆ ಶುರು ಮಾಡಿಬಿಟ್ಟಂತ, ಭಾರಿ ಜ್ವರ ಆಗತ್ತಂತೆ ಕೃಷ್ಣ. ಅರ್ಜುನ ಆಗ ನೆಲದು ನಿಲ್ಲಿಸಿದಂತೆ, ಕೃಷ್ಣ ಯಾತಕ್ಕೆ ಕಡ್ತಿ ಅಂತ ಕೇಳುತ್ತೆ. ನಾನೇನೋ ಮಗ ಸತ್ತ ಅಂತ ಹೇಳ್ತೇನೆ, ನೀನೇ ಯಾತಕ್ಕೆ ಕಡ್ತಿ ಅಂತ ಕೇಳಿದರೆ ಕೃಷ್ಣ ಹೇಳಿದನಂತೆ, ನಿನಗೆ ಗೀತೆ ಹೇಳಿದ್ನಲ್ಲಯ್ಯ ಅಂತ ಕೃಷ್ಣ ನಾನು ಹತ್ರ. ನಮಗೆ ಭಗವಂತ ಗೀತೆ ಕೇಳಿ ಫಾಲೋ ಮಾಡಿದವರು ಭಗವಂತ ಅಳ್ತಾರೆ ಅಂತ ಅರ್ಥ. ಅದು ಅಂದ್ರೆ ಹೇಳಿದ ಪುತ್ರ ಸರಿಯಾಗಿ ಬರೋದು ಬೇಟೆ ದುಃಖ ಆಗುತ್ತಲ್ಲ ಆ ಥರ. ಆಗ ಅರ್ಜುನಿಗೆ ಇನ್ನೂ ಸ್ವಲ್ಪ ಅಷ್ಟೇ ಅರ್ಥ ಆಯ್ತಂತೆ. ಆಗ ಅರ್ಜುನ ಪ್ರತಿಜ್ಞೆ ಮಾಡ್ತಾನೆ, ಇದಕ್ಕೆ ಮುಖ್ಯ ಕಾರಣ ಏನು, ಅಭಿಮನ್ಯು ಒಬ್ಬನೇ ಒಳಗೆ ಹಾಕಕ್ಕೆ ಹೋದ ಅಂದರೆ ಜಯದ್ರಥ ಅಡ್ಡ ನಿಂತ್ಕೊಂಡ, ಅವ್ರು ನಿಂತ್ಕೊಳ್ಳದೆ ಹೋಗಿದ್ದಿದ್ರೆ ಒಳಗೆ ಹೋಗಿ ಸಪೋರ್ಟ್ ಮಾಡ್ತಿದ್ರು, ಅಭಿಮನ್ಯುವಿಗೆ ಅನರ್ಥ ಆಗ್ತಿರಲಿಲ್ಲ. ಇದಕ್ಕೆ ಕಾರಣ ಜಯದ್ರಥ, ಅವನಿಗೆ ಶಿವನ ವರ ಇತ್ತು ಒಂದು ದಿವಸದ ಮಟ್ಟಿಗೆ, ಆದ್ದರಿಂದ ಅವನಿಂದನೇ ಸತ್ತಾಗಲೆಕ್ಕ ಅಭಿಮನ್ಯು, ಅವನು ನಾನು ಕೊಲ್ತೇನೆ ಅಂತ ಹೇಳಿದ. ಎಷ್ಟು ಬಿಟ್ಟು ಶಪಥ ಮಾಡ್ತಾನೆ ಗೊತ್ತಾ, ನಾಳೆ ಸಾಯಂಕಾಲ ಸೂರ್ಯ ಮುಳುಗೋದರ ಒಳಗೆ ನಾನು ಆ ಜಯದ್ರಥನ ಕೊಂದು ಹಾಕಿಬಿಡ್ತೇನೆ ಅಂತ ಹೇಳಿಬಿಡ್ತಾನೆ. ಭಾರಿ ದೊಡ್ಡ ಶಪಥ ಇದು, ಅದು ಭಾರಿ ದೊಡ್ಡ ಶಪಥ. ಆಗ ಕೃಷ್ಣ ಕೇಳ್ತಾನೆ ಅರ್ಜುನ, ಸ್ವಲ್ಪ ಯೋಚನೆ ಮಾಡಿ ಪ್ರತಿಜ್ಞೆ ಮಾಡಿದ್ದೀಯಾ ಅಂತ ಕೇಳ್ತಾರೆ. ಯೋಚನೆ ಮಾಡಿದ್ದೀಯಾ, ಜಯದ್ರಥ ನಾಳೆ ಸೂರ್ಯ ಮುಳುಗಳು ಕೊಲ್ತೀನಿ ಅಂತ ಹೇಳ್ತೀಯಲ್ಲ, ಯಾರು ಗೊತ್ತಾ ಕಾಪಾಡ್ತಿರೋದು ಅವರನ್ನ? ದ್ರೋಣರು ಕಾಪಾಡ್ತಾರೆ, ನಿನ್ನ ಗುರುಗಳವರು ಅಶ್ವತ್ಥ ಅವರು ಗುರುಪುತ್ರ ಶಿವನ ಅವತಾರ, ಅವರು ಕಾಪಾಡ್ತಿದ್ದಾರೆ. ಕರ್ಣ ಇದ್ದಾನೆ, ದುರ್ಯೋಧನ ಇದ್ದಾನೆ, ಎಷ್ಟು ಜನ ಇದ್ದಾರೆ ಗೊತ್ತಾ ಕಾಪಾಡ್ಲಿಕ್ಕೆ? ನಿನಗೆ ಸಾಕಾರ ನಿನ್ನ ಕೈಲಿ ಆಗುತ್ತೇನೆ ಅಂತ ಕೃಷ್ಣ ಕೇಳಿದ್ದು. ನಾನು ನಿನ್ನ ಕೈಲಿ ಆಗುತ್ತಾ? ಅರ್ಜುನ ತಕ್ಷಣ ಉತ್ತರ ಕೊಡ್ತಾನೆ, ಕೃಷ್ಣ ನೀನಿದ್ದೀಯಲ್ಲ ಅದಕ್ಕೆ ಪ್ರತಿಜ್ಞೆ ಮಾಡಿಬಿಟ್ಟೆ ಅಂತ ಹೇಳ್ತಾನೆ. ಅರ್ಥ ಆಯ್ತಾ ಈಗ ಕೃಷ್ಣ ರೋಲ್ ಅಂದ್ರೆ? ಅದು ಕೃಷ್ಣ ಇದ್ದಾನೆ ಅಂತ ಏನೇನೋ ಮಾಡಕ್ಕೆ ಬರುತ್ತೆ, ಅದನ್ನ ಅರಿಸಿಕೊಳ್ಳೋ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ದೇವರು ನಂಬಿ ಮಾತಾಡೋದಕ್ಕೂ ನಮ್ಮದೇ ಮಾತಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ದೇವರು ನಂಬಿ ಮಾತಾಡಿದಾಗ ಒಂದು ಸ್ಪಿರಿಚುವಲ್ ಸಪೋರ್ಟ್ ಸಿಗ್ತದೆ ನಮಗೆ. ಹಿಂದೆ ಭಗವಂತ ಇದ್ದಾನೆ, ಭಕ್ತ ಜನ ಮುಂದೆ, ನೀನವರ ಹಿಂದೆ. ವಿಜಯದಾಸರ ಮಾತು, ನೀವು ಮುಂದೆ ಹೋದ್ರೆ ದೇವ್ರ ಹಿಂದೆ ಇರ್ತಾನಂತೆ. ಅರ್ಜುನ ಇಷ್ಟೆಲ್ಲ ಮಾತಾಡಿದ್ದು ಸ್ಫೂರ್ತಿ ಕೃಷ್ಣ ಆಯ್ತು, ಅದು ಜವಾಬ್ದಾರಿ ಕೃಷ್ಣ ಮೇಲೆ ಹಾಕಿದಾಗ ಆಯ್ತಲ್ಲ. ಈಗ ಅರ್ಜುನ ಮಲಗಿದ, ಒಳ್ಳೆ ಬೆಳಗಿನ ಜಾವ ಸ್ವಪ್ನ, ವಿಚಿತ್ರ ಸ್ವಪ್ನ, ಅದನ್ನು ಎನ್ನು ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಕೃಷ್ಣ ಏನು ಮಾಡಿದನಂತ, ಕೈಲಾಸ ಮನಯತ್ ಪ್ರಭು, ಅರ್ಜುನನನ್ನ ಎರಡು ಭಾಗ ಮಾಡಿಬಿಡ್ತಾನೆ ಕೃಷ್ಣ. ದೇವತೆಗಳು ಸಾಂಶತ್ ಎರಡು ಅಂಶ ಇರೋದು, ಒಂದು ಅಂಶ ಇಲ್ಲೇ ಇದೆ, ಇನ್ನೊಂದು ಕರ್ಕೊಂಡು ಬಹಿಷ್ಕುಲಾಯಂ ಅಂತ ಉಪನಿಷತ್ ಹೇಳ್ತಾರೆ. ಕರ್ಕೊಂಡು ಹೊರಟುಬಿಟ್ಟಂತೆ ಕೃಷ್ಣ, ಎಲ್ಲಿ ಕೈಲಾಸ ಕರ್ಕೊಂಡು ಹೋಗ್ತಾನೆ ಅವನನ್ನು. ಅರ್ಜುನ ಕರ್ಕೊಂಡು ಹೋಗಿಬಿಟ್ಟು ಅಲ್ಲಿ ರುದ್ರದೇವರ ಮುಂದೆ ಕೂಡಿಸಿಬಿಟ್ಟು ಪಾಶುಪತಾಸ್ತ್ರವನ್ನು ಮತ್ತೊಮ್ಮೆ ಉಪದೇಶ ಮಾಡಿಸಿದ್ದಾನೆ. ಪಾಶುಪತಾಸ್ತ್ರ ಅಂದರೆ ಬರೀ ವೆಪನ್ ಅಲ್ಲ, ಅದು ಅಸ್ತ್ರ. ಅದಕ್ಕೆ ಅದು ಬರೀ ಬುಲೆ ಇದೇ ಥರ ಗನ್ ಅಲ್ಲ, ಬುಲೆಟ್ ಇದ್ರೆ ಮಾತ್ರ ಗನ್ ಆಗೋದು. ಅಸ್ತ್ರ ಗೊತ್ತಿಲ್ಲದರೆ ಶಸ್ತ್ರಗಳ ಕೆಲಸ ಇಲ್ಲ. ಇನ್ನೊಮ್ಮೆ ಪಾಶುಪತಾಸ್ತ್ರವನ್ನು ಕೊಡಿಸಿದ್ರಂತೆ ಕೃಷ್ಣ. ಈ ರೀತಿ ಮಾಡ್ತಾ ಇದ್ದ, ಯಾತಕ್ಕೆ ಮಾಡದ, ಇದೊಂದು ಸಮಸ್ಯೆ. ನಮ್ಮ ಜನ ಸರಳ ಉತ್ತರ ಏನು ಗೊತ್ತಾ, ನಮ್ಮ ಜನಗಳದು ಕೃಷ್ಣನ ಕೈಲಿ ಆಗಲಿಲ್ಲ, ರುದ್ರದೇವರ ಕೈಲಿ ಮಾಡಿಸ್ದ ಅಂತ ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ. ಕೃಷ್ಣನ ಕೈಲಿ ಆಗಲಿಲ್ಲ, ರುದ್ರದೇವರ ಕೈಲಿ ಮಾಡಿಸ್ದ, ತಪ್ಪದು. ಇದೆಲ್ಲ ನಿರ್ಣಯ ಬರೆದಿದ್ದಕ್ಕೆ ಆಚಾರ್ಯರು ನಿರ್ಣಯಾಚಾರ್ಯರು ಅಂತ ಕರೆಯೋದು. ಅವ್ರು ಹೇಳ್ತಾರೆ ಕೃಷ್ಣ ಸರ್ವತಂತ್ರ ಸ್ವತಂತ್ರ, ಎಲ್ಲವನ್ನೂ ಮಾಡೋದು ಅವನೇನೆ, ಯಾತಕ್ಕೆ ಹಾಗೆ ರುದ್ರದೇವರ ಹತ್ರ ಕರ್ಕೊಂಡು ಹೋಗ ಅಂತ ಕೇಳಿದರೆ, ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ ಅಹಂತ್ವಿತಿ. ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ ಅಹಂತ್ವಿತಿ. ಪರಮಾತ್ಮ ಗುರುಗಳ ಮೂಲಕ ಅನುಗ್ರಹ ಮಾಡಿಸ್ತಾನೆ, ನೇತ ಗುರುಗಳ ಮೂಲಕ. ಅರ್ಜುನ ಇಂದ್ರಾವತಾರ, ಇಂದ್ರದೇವರಿಗೆ ಶಸ್ತ್ರಗುರುಗಳು ಸಾಕ್ಷಾತ್ ರುದ್ರದೇವರು, ಅವರಿಗೆ ನೇರ ಮಾಡಿಸ್ಬೇಕು ಅಂತ ಕರ್ಕೊಂಡು ಹೋದನೇ ಹೊರತು ಕೃಷ್ಣನಿಗೆ ಅಶಕ್ತಿಯ ಪ್ರಶ್ನೆ ಇಲ್ಲ ಅಂತ ಹೇಳ್ತಾರೆ. ಯಾವುದೋ ಕಾಲೇಜ್ ಸೀಟ್ ಬೇಕಾಗಿರುತ್ತೆ, ಚೀಫ್ ಮಿನಿಸ್ಟರ್ಗೆ ಇನ್ಫ್ಲೂಯೆನ್ಸ್ ಮಾಡಿಸ್ತಾರೆ, ಚೀಫ್ ಮಿನಿಸ್ಟರ್ ಸೀಟ್ ಕೊಡೋದಿಲ್ಲ, ಪ್ರಿನ್ಸಿಪಾಲ್ ಫೋನ್ ಮಾಡಿ ಕೊಡಿಸ್ತಾರೆ, ಅವನು ಸೈನ್ ಮಾಡಿದ ಕೆಲಸ ಆಗ ಪ್ರಿನ್ಸಿಪಾಲ್ ಸೈನ್ ಮಾಡಬೇಕಾದ್ರೆ ಪ್ರಿನ್ಸಿಪಾಲ್ ಚೀಫ್ ಮಿನಿಸ್ಟರ್ ಹೇಳ್ತಾರಷ್ಟೇ, ಅಡ್ಮಿಷನ್ ಮಾಡೋದು ಇವರೇನೆ. ನಿಯತ ಗುರುಗಳು ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ, ನಿಯತ ಗುರುಗಳು ನಿಯತ ವ್ಯಕ್ತಿ, ಅವರಿಂದ ಕೆಲಸ ಆಗಬೇಕು ಅಂತ ಕೃಷ್ಣ ಆಗಿ ಮಾಡಿಸ್ತಾನೆ. ತಾನು ಸರ್ವೋತ್ತಮ, ಇಲ್ಲಿ ಸಿಂಪಲ್ ಅರ್ಥ ಮಾಡಿಕೊಳ್ಳಿ, ರುದ್ರದೇವರ ಅಸ್ಪಾಲ್ ಸರ್ವೋತ್ತಮರಾಗಿದ್ದರೆ ಕೃಷ್ಣ ಹೋಗಿಬಿಟ್ಟು ಅವರು ಪ್ರಾರ್ಥನೆ ಮಾಡಬೇಕಾಗಿತ್ತು. ಪ್ರಾರ್ಥನೆ ಮಾಡಿದ್ರೆ ಆರ್ಡರ್ ಮಾಡ್ತಾನೆ, ಇವರಿಗೆ ಅಷ್ಟು ಪಾಶುಪತಾಸ್ತ್ರ ಕೊಡಿ ಅಂತ. ಅರ್ಥ ಆಯ್ತಲ್ಲ ಯಾರು ದೊಡ್ಡವರು ಅಂತೇಳಿ. ಆಗ ರುದ್ರದೇವರು ಪಾಶುಪತಾಸ್ತ್ರವನ್ನು ಇನ್ನೊಮ್ಮೆ ಅನುಗ್ರಹ ಮಾಡಿದ್ರಂತೆ, ಮತ್ತೆ ಕರ್ಕೊಂಡ್ಬರ್ತಾನೆ ಕೃಷ್ಣ. ಇದು ಬ್ರಹ್ಮಸೂತ್ರಕ್ಕೆ ಅರ್ಥ ಗೊತ್ತಾ, ಇದು ಸಂಧೆಯ ಸೃಷ್ಟಿ ರಾಹಹಿ. ಓಂ ಬ್ರಹ್ಮಸೂತ್ರ ಹೇಳುತ್ತೆ, ಕನಸು ಬೀಳೋದು ಕನಸು ನಡೆಯೋದು ಎಲ್ಲ ಯಾರಿಂದ ಗೊತ್ತಾ, ಎಲ್ಲ ಭಗವಂತನಿಂದ ಅಂತ ಬ್ರಹ್ಮಸೂತ್ರ ಹೇಳುತ್ತೆ. ದೇವರಿಂದನೇ ಕನಸು, ದೇವರಿಂದನೇ ನನಸು, ದೇವರಿಂದನೇ ಬದುಕು, ದೇವರಿಂದನೇ ಎಲ್ಲ ಅವಸ್ಥೆಗಳು. ಅದಕ್ಕೆ ಹೇಳ್ತಾರೆ ಜಾಗ್ರತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ ಅವಸ್ಥೆ, ಪ್ರತಿಯೊಂದು ಅವಸ್ಥೆಗಳ ಪ್ರೇರಕ ಸಾಕ್ಷಾತ್ ಭಗವಂತ. ಅದನ್ನು ಪ್ರಾಕ್ಟಿಕ್ ಡೆಮಾನ್ಸ್ಟ್ರೇಟ್ ಮಾಡ್ತಕ್ಕಂಥ ಭಾಗ ಇದು. ರುದ್ರದೇವರು ಬಂದಿದ್ದಲ್ಲ, ಕೃಷ್ಣ ಕರ್ಕೊಂಡು ಹೋಗ್ತಾನೆ ಅಂದಮೇಲೆ ಯಾರು ದೊಡ್ಡವರು ಲೆಕ್ಕ ಹಾಕಿ. ಸ್ವಪ್ನದಲ್ಲಿ ಪರಮಾತ್ಮ ನಿರಂಶ ಚಿಚ್ಚರೀರವ ವಿಭಾಗ ಗಯಿಸಿ ನಿರಂಶ ಜೀವರನು ಅಂತ ಹೇಳ್ತಾನೆ. ನಿರಂಶ ಜೀವನ ಅಂಶವನ್ನು ವಿಭಾಗ ಮಾಡ್ತಾನೆ, ಸಾಂಶರನ್ನು ಬೇರೆ ಮಾಡಿ ಕರ್ಕೊಂಡು ಹೋಗ್ತಾನೆ. ಇದು ಕೃಷ್ಣ ಸರ್ವೋತ್ತಮ ಅಂತ ಹೇಳೋದಕ್ಕೆ ಯುದ್ಧದ ಪ್ರಸಂಗ ಇದೆ, ಬ್ರಹ್ಮಸೂತ್ರಕ್ಕೆ ಭಾಷ್ಯ ಇದೆ. ಯುದ್ಧದಲ್ಲಿ ಕೃಷ್ಣನ ರೋಲ್ ಏನಂತ ಅರ್ಥ ಮಾಡಿಕೊಂಡವರಿಗೆ ನಮ್ಮ ಜೀವನದಲ್ಲಿ ಭಗವಂತನ ರೋಲ್ ಏನು ಅಂತ ಅರ್ಥ ಆಗ್ತದೆ. ವಾಶಿಪತಾಸ್ತ್ರವನ್ನು ಕೊಡಿಸಿ ಕರ್ಕೊಂಡು ಬರ್ತಾನೆ. ಮರು ದಿವಸ ಬೆಳಗಾಗತ್ತೆ, ಯುದ್ಧ ಶುರುವಾಯಿತು. ಮತ್ತೆ ಯುದ್ಧ ಶುರುವಾಯಿತು, ಯುದ್ಧ ನಡೀತಾ ಇದೆ. ಅರ್ಜುನ ಪ್ರಶಪಥ ಮಾಡಿದ್ದಾನೆ, ಸಾಯಂಕಾಲದೊಳಗೆ ಕೊಂದೇ ಕೊಲ್ತೇನೆ ಅಂತ ಹೇಳಿಬಿಟ್ಟು ದ್ರೋಣರು ಶಪಥ ಮಾಡಿಬಿಟ್ಟಿದ್ದಾರೆ. ಏನಂತ ಗೊತ್ತಾ, ನಾನು ಜಯದ್ರಥನ ಕಾಪಾಡೇ ಕಾಪಾಡ್ತೇನೆ ಅಂತ ಅವ್ರು ಮಾಡಿಬಿಟ್ಟಿದ್ದಾರೆ. ಇಬ್ಬರು ಕೃಷ್ಣ ಭಕ್ತರೇನೆ, ಅವರು ಬೃಹಸ್ಪತ್ಯಾಚಾರ್ಯ ಇತ್ತ ಇಂದ್ರದೇವರು, ಇಬ್ಬರು ಶಪಥ ಮಾಡಿ ಆಗಿಬಿಟ್ಟಿದೆ. ಅರ್ಜುನ ಎಂಟ್ರಾಗಲಿಕ್ಕೆ ಅಂತ ಹೋಗ್ತಾನೆ. ದ್ರೋಣಾಚಾರ್ಯ ಅವತ್ತು ಏನು ಮಾಡಿದ್ದಾರೆ ಗೊತ್ತೇನು, ಹಿಂದಿನ ದಿವಸ ಅಭಿಮನ್ಯುವನ್ನು ಕೊಲ್ಲೋದಕ್ಕೋಸ್ಕರ ಒಂದು ವ್ಯೂಹ ಮಾಡಿದ್ರಷ್ಟೇ ಅವರು, ಚಕ್ರ ವ್ಯೂಹನ. ಮತ್ತು ಮೂರು ವ್ಯೂಹ ಮಾಡಿಬಿಟ್ಟಿದ್ದಾರೆ. ಶಕಟಾಬ್ಜ ಚಕ್ರಂ ಅಂತ ಕರೀತಾರೆ. ಮೊದಲು ಶಕಟ ವ್ಯೂಹ, ಆಮೇಲೆ ಪದ್ಮವ್ಯೂಹ, ಅದರ ಮಧ್ಯೆ ಚಕ್ರವ್ಯೂಹ, ಅದ್ರ ಸೆಂಟರಲ್ಲಿ ಜಯದ್ರಥ, ಅಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ಸೇಫ್ ಆಗಿದ್ದಾನೆ ಜಯದ್ರಥ ಅಂದರೆ, ಇಡೀ ದಿವಸ ಅಲ್ಲ, ಉಳ್ಸಗಟ್ಟೆ ಉಳುಗ್ರೆ ಸಿಗಬಾರ್ದು, ಅಷ್ಟು ಡೀಪ್ ಆಗಿಟ್ಬಿಟ್ಟಿದ್ದಾರೆ, ಸೇಫೆಸ್ಟ್ ಪ್ಲೇಸ್ ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಇನ್ನೂ ಪ್ಲಸ್ ಪಾಯಿಂಟ್ ಏನು ಅಂದರೆ, ಎಂಟ್ರೆನ್ಸಲ್ಲಿ ತಾವೇ ನಿಂತ್ಕೊಂಡ್ಬಿಟ್ಟಿದ್ದಾರೆ ಮೇನ್ ಎಂಟ್ರೆನ್ಸ್. ಒಳಗೆ ಹೋಗಾಗಿಲ್ಲ ಅರ್ಜುನ, ಆ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಜೋರ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಯುದ್ಧ ಶುರುವಾಯಿತು, ಯುದ್ಧ ಹೊಡಿತೆ, ಅವರು ಹೊಡಿ ಇವರು ಹೊಡಿ. ಕೃಷ್ಣ ಕೇಳ್ತಾನೆ, ಅರ್ಜುನ ನಿನ್ನ ಉದ್ದೇಶ ದ್ರೋಣನ ಗೆಲ್ಲೋದು, ಜಯದ್ರಥನ ಕೊಲ್ಲೋದು ಅಂತ ಕೇಳ್ತಾರೆ. ನಿನ್ನ ಉದ್ದೇಶ ಏನಿದೆ ಕ್ಲಿಯರ್ ಆಗಿ ಹೇಳ್ಬಿಟ್ಟು. ಜಯದ್ರಥನ ಕೊಲ್ಲೋದು ಕೆಲವರು ಸೀಟ್ ಇಟ್ಕೊಳ್ಳೋ ಉದ್ದೇಶ ಇದೆ, ಪ್ರಯಾಣ ಮಾಡೋ ಉದ್ದೇಶ ಇದೆ ನಿಮಗೆ. ಬಸ್ ಸೀಟಲ್ಲಿ ಆಡ್ತಿರ್ತಾರೆ, ಡ್ರೈವರ್ ಇಸ್ಕೊಂಡ್ಬಿಡ್ತಾನೆ, ಕೊನೆಗೆ ಮುಂದೆ ಹೋಗೋದಿಲ್ಲ ಬಸ್. ಮುಂದೆ ಹೋಗ್ಬೇಕು, ಸೀಟ್ ಕೊಡ್ಬೇಕು ಅಷ್ಟೇ ನಿಮಗೆ. ಈಗ ನೀನು ಒಳಗೆ ಹೋಗಬೇಕು, ಜಯದ್ರಥನ ಕೊಲ್ಲಬೇಕು, ಇವ್ರನ್ನ ಗೆಲ್ಲಬೇಕು. ಕೃಷ್ಣ ಜಯದ್ರಥನ ಕೊಲ್ಲಬೇಕು, ಹಾಗಿದ್ರೆ ಇವ್ರ ಗೆಲ್ಲಾಟಿ ಯಾಕೆ, ಮುಂದೆ ಹೋಗಿ ನಡಿ ಅಂತ ಹೇಳ್ತಾನೆ. ಮುಂದೆ ಹೋಗು, ಹಾಗೆಲ್ಲ ಸೋಲೋದಿಲ್ಲ, ಇಡೀ ದಿವಸ ಆದ್ರೂ ಸೋಲ್, ನಿನ್ನ ಗುರುಗಳು ಗೊತ್ತಾವರು ಅಂತ ಹೇಳ್ತಾರೆ. ಅರ್ಥ ಆಗುತ್ತೆ ಅರ್ಜುನನಿಗೆ. ತಕ್ಷಣ ಏನು ಮಾಡಿದಂತ ಗೊತ್ತಾ, ಮೂರು ಬಾಣ ತಗೊಂಡು ದ್ರೋಣಾಚಾರ್ಯರ ಪಾದಕ್ಕೆ ಹೊಡಿತಾನೆ. ಕೃಷ್ಣ ರಥವನ್ನು ಪ್ರದಕ್ಷಿಣೆ ಮಾಡಿಸ್ಬಿಡ್ತಾನೆ, ಒಳಗೆ ಹೋಗುವಂತ ಕಳಿಸಿಬಿಡ್ತಾರೆ ರಾಕ್ಷಣೆ. ಇನ್ನು ಹೇಳಿ ಕೃಷ್ಣ ಹೇಳದೆ ಹೋಗಿದ್ರೆ ಅಲ್ಲಿ ದಿವಸ ಅಲ್ಲೇ ನಿಂತಿರ್ತಾರೆ, ಒಳಗೆ ಹೋಗ್ತಿರಲಿಲ್ಲ ಅರ್ಜುನ. ಹೇಳಿಕೊಟ್ಟಿದ್ದು ಕೃಷ್ಣ, ಒಳಗೆ ಹೋಗಬೇಕು ನೀನು. ಅದಕ್ಕಾಗಿ ರಥವನ್ನು ಪ್ರದಕ್ಷಿಣಾಕಾರ ಸುತ್ತಿದ್ದಂತೆ ಕೃಷ್ಣ. ಆಗ ಅರ್ಜುನ ಪಾದಕ್ಕೆ ಬಾಣ ಬಿಟ್ಟ ತಕ್ಷಣ, ನಮ್ಮ ಜನ ಪಾದಕ್ಕೆ ಬಿಟ್ಟರೆ ಪಾದನೇ ಹೋಗಿಬಿಡುತ್ತೆ, ಆ ರೀತಿ ಬಿಡಲಿಲ್ಲ, ಪಾದದ ಹತ್ರ ಬಿದ್ದು ನಮಸ್ಕಾರ ಅಂತ ಹೇಳಿದ ತಕ್ಷಣ, ಹೋಗು ಹೋಗು ಅಂತ ಹೇಳಿದ್ರಂತೆ. ಏನು ಹೇಳ್ತಾರೆ ಗೊತ್ತಾ ಅವರು, ದ್ರೋಣರು ದ್ರೋಣರೇನೆ, ಅರ್ಜುನ ನೀನು ಹೋಗು, ಒಳಗೆ ಹೋಗು ನೀನು. ಸ್ವಾಮಿ ನಿಮ್ಮ ಪ್ರತಿಜ್ಞೆ ಅಂದರೆ, ನನ್ನ ಪ್ರತಿಜ್ಞೆ ಹಾಳಾಗಲಿ, ನಿನ್ನ ಪ್ರತಿಜ್ಞೆ ಉಳ್ಕೊಳ್ಳಿ ಅಂತ ಹೇಳ್ತಾರೆ. ಎಂಥ ಪುಣ್ಯಾತ್ಮರು, ಶಿಷ್ಯನ ಅಷ್ಟು ಪ್ರೀತಿ ಅವರಿಗೆ, ಒಳಗೆ ಒಂದು ಕಳಿಸಿಬಿಟ್ರಂತೆ, ಒಳಗೆ ಹೋಗೇ ಬಿಡ್ತಾನೆ. ಯುದ್ಧ ಶುರುವಾಗುತ್ತೆ, ಒಂದಲ್ಲ ಎರಡಲ್ಲ. ಆಗ ಒಂದು ಪ್ರಸಂಗ ನಡೀತು, ದುರ್ಯೋಧನ ಬರ್ತಾನೆ, ಯಥಾಪರ ದ್ರೋಣರನ್ನು ಬಾಯಿ ಬಂದ ಬೈತಾನೆ, ನೀವು ಒಳಗೆ ಯಾತಕ್ಕೆ ಬಿಟ್ರಿ ಅರ್ಜುನನನ್ನ. ಆಗ ದ್ರೋಣಾಚಾರ್ಯರು, ನೋಡು ದುರ್ಯೋಧನ ಇಲ್ಲಿ ಬಾ ಅಂತ ಕರೀತಾರೆ. ದ್ರೋಣಾಚಾರ್ಯ ಅಭ್ಯಾಸ ಮಾಡ್ಕೊಂಡಿರ್ತಾರೆ, ದಿವಸ ಒಂದು ಪ್ರತಿಜ್ಞೆ ಮಾಡೋದು, ಅದು ನಡೀತಿದ್ದಿಲ್ಲ. ಯಾತಕ್ಕೆ ತಡಲಿಲ್ಲ ಅಂತ ಕೇಳಿ ಹೊಸ ಪ್ರತಿಜ್ಞೆ ಮಾಡೋದು ಅಷ್ಟೇನೆ, ಹಳೆ ಪ್ರತಿಜ್ಞೆ ಎಕ್ಸ್ಪ್ರೇಷನ್ ಇಲ್ಲ ಅವ್ರದ್ದು. ಈ ಥರ ಅಭ್ಯಾಸ ಮಾಡ್ಕೊಂಡಿರ್ತಾರೆ, ಯಾತಕ್ಕೆ ಒಳಗೆ ಬಿಟ್ಟರೆ ಅಂದರೆ ಇಲ್ಲಿ ಬಾ ಅಂತ ಕರೀತಾರೆ. ಬಂದ ತಕ್ಷಣ ಒಂದು ಕವಚ ಹಾಕಿಬಿಡ್ತಾರೆ, ಮಂತ್ರದ ಕವಚ ಹಾಕಿಬಿಡ್ತಾರೆ. ನೋಡು ದುರ್ಯೋಧನ, ಯುದ್ಧಕ್ಕೆ ಹೋಗು ನೀನೀಗ, ಯುದ್ಧ ಮಾಡು. ಎಲ್ಲ ಪಾಂಡವರ ಮೇಲೆ ಯುದ್ಧ ಮಾಡೋಕ್ಕೆ ಶಕ್ತಿ ಉಪಯೋಗಿಸ್ತೀಯಲ್ಲ, ಅದು ಒಂದನ್ನೇ ಅರ್ಜುನ ಉಪಯೋಗಿಸ್ಬಿಡು, ಹೋಗುವಂತ ಕಳಿಸಿದ್ರೆ. ಆ ದುರ್ಯೋಧನ ಬೇರೆ ಯೋಚನೆ ಇಲ್ಲ, ಸೀತಾ ಹೊಟ್ಟೆ ಬಿಡ್ತಾನೆ, ಯುದ್ಧ ಶುರು ಮಾಡ್ತಾರೆ. ಅರ್ಜುನ ಎಷ್ಟು ಹೊಡಿತಾರೆ, ಏನು ಮಾಡಿದ್ರು ಏನು ಮಾಡೋಕ್ಕಾಗ್ತಾ ಇಲ್ಲ. ಏನು ಮಾಡಿದ್ರು ಕೂಡ ದುರ್ಯೋಧನ ಏನೂ ಬಾಣ ಬಿಡ್ತಾ ಇಲ್ಲ, ಅಂತ ಮಂತ್ರ ಹಾಕಿಬಿಟ್ಟಿದ್ದಾರೆ ದ್ರೋಣಾಚಾರ್ಯ. ಅರ್ಜುನ ಫುಲ್ ಆಫ್ ಕನ್ಫ್ಯೂಷನ್, ಏನು ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಡ್ಡ ಯುದ್ಧ ಮಾಡ್ತಿದ್ದಾನೆ, ಹೊಡೆದು ಏನೂ ಅರ್ಥ ಇಲ್ಲ ಅವನಿಗೆ. ಕೃಷ್ಣ ಏನು ಮಾಡಲಿ ಅಂತ ಕೇಳ್ತಾನೆ, ಅರ್ಥ ಆಯ್ತಾ. ಮತ್ತೆ ಕೃಷ್ಣನ ರೋಲೆಯಲ್ಲಿ, ಕೃಷ್ಣ ಏನು ಮಾಡಲಿ, ಕೃಷ್ಣ ಉತ್ತರ ಇಷ್ಟೇ, ಯೋಚನೆ ಮಾಡು ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಧಿಯೋ ಇವರ ಪ್ರಚೋದಯ ಆತ್ತಂತ, ಯೋಚನೆ ಮಾಡು, ಒಳಗಿನಿಂದ ಹೇಳ್ತೇನೆ ಅಂತ ಅರ್ಥ. ಹೊರಗಿನಿಂದ ಹೇಳಿದ್ರೆ ಫೌಲು, ಒಳಗಿನಿಂದ ಹೇಳಿದ್ರೆ ನೋ ಪ್ರಾಬ್ಲಮ್, ಒಳಗಿನಿಂದ ಹೇಳ್ತೇನೆ ಆಯ್ತಾ. ಈಗ ಹುಡುಗ ಯೋಚನೆ ಮಾಡಿ ಬರೀತಾನೆ, ಕಾಪಿ ಎಂಬುದಿಲ್ಲ, ಹೇಳ್ಕೊಂಡು ಬರೀತಾನೆ, ಕಾಪಿ ಆಗುತ್ತೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಮೊದಲು ಗೊತ್ತಿದ್ರೆ ಸುಮ್ಮನೆ ಯೋಚನೆ ಮಾಡಿದ ಹೊಡಿತು ಬರೆದು ಬಿಟ್ಟ. ಯೋಚನೆ ಮಾಡಿ ಬರದಿ, ನೀ ದಡ್ಡ ಅಂತ ಕರೆಯೋದಿಲ್ಲ, ಗುಡ್ ಅಂತ ಕರೀತ. ಹೇಳ್ಕೊಂಡು ಬರದ ದಡ್ಡ ಅಂತ ಕರೀತ, ಕಾಪಿ. ಒಳಗಿಂದ ಹೇಳ್ತೇನೆ, ಹೊರಗೆ ಹೇಳೋದಿಲ್ಲ ಅಂತ ಹೇಳಿದ್ರೆ ನಮಗೆ ಉತ್ತರ ಇದು. ಈಗ ಗಾಯತ್ರಿ ಮಂತ್ರ ಹೇಳ್ರಿ, ನೀವು ಪ್ರಾಬ್ಲಮ್ ಒಳಗಿಂದ ಸಾಲ್ವ್ ಮಾಡ್ತೇನೆ ಅಂತ ಭಗವಂತ ಹೇಳ್ತಾರೆ. ನಾವು ಹೊರಗೆ ದೇವರು ನೋಡ್ಕೊತಾ ಪೂಜಿತಿ ಪಡ್ತೇವೆ ಅಷ್ಟೇ. ಒಳಗಿಂದ ಸಾಲ್ವ್ ಮಾಡ್ತಾನೆ ಪರಮಾತ್ಮ. ಏನು ಸಾಲ್ವ್ ಮಾಡಿದಾಗ ಗೊತ್ತಾ, ಹೊಡಿತ ಅರ್ಜುನನಿಗೆ. ಎಲ್ಲ ಕಡೆ ಕವಚ ಹಾಕಿದ್ದಾರೆ, ಒಂದು ಕಡೆ ಹಾಕಿದ್ದಿಲ್ಲ ಅಂತ. ಎಲ್ಲಿ ಗೊತ್ತಾ, ಅಂಗೈಗೆ ಹಾಕಿದ್ದಿಲ್ಲ ಕವಚಗಳನ್ನು. ತಕ್ಷಣ ಅರ್ಜುನ ಅಂಗೈಗೆ ಹೊಡಿತಾನೆ ಬಾಣಗಳನ್ನು, ಅವ್ನು ಹೋಗು ಅಂತ ಹೊಡ್ಕೊಂಡು ಹೋಗಿಬಿಡ್ತಾನೆ ಆ ಕಡೆ. ಅರ್ಥ ಆಯ್ತಾ? ದ್ರೋಣಾಚಾರ್ಯ ಹಾಕಿದ ಮಂತ್ರ ಕವಚವನ್ನು ಭೇದನೆ ಮಾಡೋ ಉಪಾಯ ಕೃಷ್ಣ ಒಳಗಿಂದ ಹೇಳಿಕೊಟ್ಟ. ಇಂಥ ಅನುಗ್ರಹ ಮಾಡದೆ ಹೋಗಿದ್ದಿದ್ರೆ ಇಲ್ಲೇ ಅರ್ಜುನ ಫುಲ್ ಸ್ಟಾಪ್ ಆಗ್ತಿದ್ದ. ದುರ್ಯೋಧನಕ್ಕೆಲ್ಲ ಶಕ್ತಿ ಆತನಿಗಿಲ್ಲ, ಕಲಿಯವರು. ಕಲಿಯನ್ನ ಗೆಲ್ಲ ಶಕ್ತಿ ಹರಿವಾಯುಗಳಿಗೆ ಬಿಟ್ಟರೆ ಯಾರಿಗೂ ಇಲ್ಲ. ಕೃಷ್ಣ ಗೈಡ್ ಮಾಡಿದ್ದಕ್ಕೆ ಅರ್ಜುನಿಗೆ ಸಾಧ್ಯವಾಯಿತು, ಮುಂದೆ ಹೊರಟು ಬಿಡ್ತಾರೆ. ಆ ರೀತಿ ಹೋಗ್ತಾ ಹೋಗ್ತಾನೆ, ಎಲ್ಲಾರು ಯುದ್ಧ ಮಾಡ್ತಿದ್ದಾರೆ. ಅವತ್ತಿನ ದಿವಸ ಒಂಥರ ಫೈನಲ್ ಇದ್ದಾಗೆ. ಯಾವ ಥರ ಗೊತ್ತೇನು, ಫೈನಲ್ ಫೈನಲ್ ಬೇರೆ. ಇಂಡಿಯಾ ಪಾಕಿಸ್ತಾನ ಆಡುವಾಗ ಎಲ್ಲರೂ ಫೈನಲ್ ಅಂತ ಕರೀತಾರಲ್ಲ ಆ ಟೈಪ್, ಪ್ರತಿ ಸತ್ತು ಫೈನಲ್ ಇದ್ದಾಗೆ. ಯಾತಕ್ಕೆ ಫೈನಲ್ ಅಂದರೆ, ಮತ್ತು ಅರ್ಜುನ ಜಯದ್ರಥನ ಕೊಲ್ಲದೆ ಹೋದರೆ ಅರ್ಜುನ ಸಾಯ್ತಾನೆ, ಇಲ್ಲವರೆ ಜಯದ್ರಥ ಸಾಯ್ತಾನೆ, ಇಬ್ಬರಲ್ಲಿ ಒಬ್ಬರು ಸಾಯ್ಬೇಕು. ಇಬ್ಬರು ಮಹಾ ಜಯದ್ರಥ ಆ ಕಡೆಗೆ ಕೌರವರಿಗೆ ಪ್ರಾಣ, ಅರ್ಜುನ ಪಾಂಡವರಿಗೆ ಪ್ರಾಣ. ಆದರೆ ಇಬ್ಬರಿಗೂ ಕೂಡ ಕ್ವಶನ್ ಆಫ್ ಲೈಫ್ ಅಂಡ್ ಡೆತ್ ಇದ್ದಾಗೆ. ಅದಕ್ಕಾಗಿ ಜೋರು ಯುದ್ಧ ಮಾಡ್ತಾ ಇದ್ದಾರೆ. ಕೃಷ್ಣ ನೋಡ್ತಾನೆ, ಅರ್ಜುನ ನೋಡ್ತಾನೆ, ಏ ಮುಂದಕ್ಕೆ ಹೋಗೋ ಚಾನ್ಸೇ ಇಲ್ಲ, ಆ ಥರ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಕೃಷ್ಣ ಏನು ಮಾಡಲಿ ಅಂತ ಕೇಳ್ತಾನೆ. ಕೃಷ್ಣ ಏನು ಮಾಡ್ತಾನೆ ಗೊತ್ತಾಗ, ಹೇಳ್ತಾರೆ ಮಹಾಭಾರತದಲ್ಲಿ, ಮನೋಜವೇ ನೈವ ನಯನ್ ಜನಾರ್ದನ. ಎಷ್ಟು ಜೋರ ಕೃಷ್ಣ ರಥ ಓಡಿಸ್ತಾ ಅಂತ ಕೇಳಿದರೆ, ಯಥಾ ಶರಾಃ ಪೇತುರ್ ಅವುಷ್ಯ ಪೃಷ್ಠತಃ, ಅರ್ಜುನರು ಬಾಣ ಹೊಡಿತಿದ್ರಲ್ಲ, ಆ ಬಾಣ ಯಾವುದು ರೀತಿ ಆಗ್ತಿದ್ದಿಲ್ಲಂತೆ. ಹಿಂದೆ ಬಿಡ್ತಿದ್ರೆ ಕೃಷ್ಣ ರಥ ಓಡಿಸಿ ಮನೋವೇಗದಲ್ಲಿ ಓಡಿಸಿದ್ರೆ ಕೃಷ್ಣ. ಇಂಥ ರಥ ಜಗತ್ತಿನಲ್ಲಿ ಯಾರೂ ಓಡಿಸಿಲ್ಲ, ಆ ರೀತಿ ಓಡಿಸ್ತಾನೆ. ಒಂದು ಬಾಣನೂ ಟಚ್ ಆಗ್ತಿದ್ದಿಲ್ಲ ಅರ್ಜುನನಿಗೆ. ಅಂಥ ಸಾಮರ್ಥ್ಯ ಇರಬೇಕು. ಕೃಷ್ಣ ಹೇಗೆ ಕಾಪಾಡ್ತಾನೆ ಎಂಬ ದೊಡ್ಡ ನಿದರ್ಶನ. ಹೆಸರಿ ಶಸ್ತ್ರ ಹಿಡಿದಿಲ್ಲ, ಥ್ರೋ ಔಟ್ ಕೃಷ್ಣ ಅಂತ ಹೇಳೋಲ್ಲದ್ರೊಳಗೆ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಆ ಸಮಯದಲ್ಲಿ ಒಂದು ಸ್ಟೇಜ್ ಬಂತು ಅರ್ಜುನನಿಗೂ. ರಥ ಕುದುರೆ ಇದ್ವಲ್ಲ, ಸಾಕಷ್ಟು ಬಾಣ ಹೊಡೆದಿದ್ದಾರೆ ಎಲ್ಲರೂ ಕೂಡ. ಮೈ ತುಂಬ ಗಾಯ, ಕುದುರೆಗಳಿಗೆ ಮೈ ತುಂಬ ಗಾಯ. ಅದನ್ನು ನೋಡಿದರೆ ಮುಖ ಬೈಯೆಲ್ಲ ಬಾಣಗಳು ಒಂದು ಕಡೆಗೆ, ಗಾಯ ಒಂದು ಕಡೆಗೆ, ಹಸಿವು ಬಾಯಾರಿಕೆ ಎಲ್ಲ ಸೇರ್ಕೊಂಡೋಗಿದೆ ಆ ಕುದುರೆಗಳಿಗೆ. ನಮ್ಮ ಜನ ಮನೆಯಲ್ಲಿ ಕುತ್ಕೊಂಡೆ ಸುಸ್ತಾಗಿ ಕುಡಿತಾರೆ ಇರ್ತಾರೆ, ಮನೆ ಏನು ಮಾಡಿಯಲ್ಲ, ಸುಮ್ಮನೆ ಕುತ್ಕೊಂಡು ಕುತ್ಕೊಂಡೆ ಹೇಳ್ತಿರ್ಲ ಕುಡಿ, ಮತ್ತೆ ಕುಡಿ, ಮತ್ತೆ ಮಲಗಕ್ಕಿಂತ ಮುಂಚೆ ಕುಡಿ, ಹೀಗೆ ಕುಡಿತಿರ್ತಾರೆ. ಆ ಕುದುರೆ ಇಳಿ ಯುದ್ಧ ಮಾಡಿದೆ ಪಾಪ, ಮೈಯೆಲ್ಲ ರಕ್ತ, ಅವಕ್ಕೆ ಸಾವಿಲ್ಲ ಆದರೆ ನೋವಿದೆ ಪಾಪ. ಕೃಷ್ಣ ಅರ್ಜುನ, ಕೃಷ್ಣ ನಮ್ಮ ಕುದುರೆಗಳ ಗತಿ ಏನು ಅಂತ ಕೇಳ್ತಾರೆ. ಕುದುರೆಗಳ ಗತಿ ಏನು? ಕೃಷ್ಣ ಅಂದ್ರೆ ಮತ್ತೆ ಕೃಷ್ಣನೇ. ಅರ್ಜುನ ನಿಲ್ಲಿಸು, ಇಲ್ಲ ಸ್ಟಾಪ್ ಅಲ್ಲೇನೆ, ಕೆಳಗಿಳಿಯದು, ಕೆಳಗಿಳಿ ನೀನೀಗ ಯುದ್ಧರಂಗದಲ್ಲಿ ಕೆಳಗಿಳಿಯೋದು, ಟ್ರಾಫಿಕ್ ಇದ್ದಾಗ ಇಳಿಯೋದೇ ಕಷ್ಟ. ಕೆಳಗೆ ಯುದ್ಧರಂಗದಲ್ಲಿ ಕ್ಯಾರಿ ಹೇಳಿರ್ತಾರೆ, ಕೆಳಗಿಳಿ ಕೆಲಸ ಮಾಡು, ಏನ್ ಮಾಡಬ, ಏನ್ ಮಾಡ್ತೀರ ಮಾಡೀಗ, ನಿಂತ್ಕೋತಾನೆ ಅರ್ಜುನ. ಅರ್ಜುನ ಯುದ್ಧ ಮಾಡ್ತಿರು, ನಾನು ಕುದುರೆ ಬಿಚ್ಚುತ್ತೇನೆ, ಈಗ ಕುದುರೆ ಬಿಚ್ಚುತ್ತೇನೆ, ಅಂದ್ರೆ ಸರೋವರ ಮಾಡು ಅಂತ ಹೇಳಿದ ತಕ್ಷಣ ಸರೋವರ ಮಾಡು. ಎಂಥ ಆಸ್ತಿ ಗೊತ್ತಾ ನಿಮಗೆ, ಮಹಾಭಾರತ ಯುದ್ಧ ಅಂದ್ರೆ ಯುನಿಕ್ ಅಂದ್ರೆ ಯುನಿಕ್. ಆ ಕ್ಷಣದಲ್ಲಿ ಅರ್ಜುನ ಒಂದು ವಜ್ರಾಸ್ತ್ರವನ್ನು ತಗೊಂಡಂತೆ, ತಗೊಂಡು ಬಾಣ ಹೊಡೆದನಂತೆ. ದೊಡ್ಡ ಅದು 10x10 ಅಲ್ಲ, ಮತ್ತೆ 5x5 ಅಲ್ಲ, ನೋಡ್ಬೇಕು ಇವತ್ತಿಗೂ ಇದೆ ಅದು. ಎಕರೆಗಟ್ಟಲೆ ಒಂದು ಕಿಲೋಮೀಟರ್ ಉದ್ದ, ಕಿಲೋಮೀಟರ್ ಆಗಲ್ಲ, ದೊಡ್ಡ ಒಂದು ಗ್ಯಾಪ್ ಶುರುವಾಗುತ್ತೆ. ದೊಡ್ಡ ಕಂದಕ ಶುರು ಮಾಡ್ತಾನೆ, ವಾರಣಾಸ್ತ್ರ ತಗೋತಾನೆ, ಪ್ರಯೋಗ ಮಾಡ್ತಾನೆ, ಫುಲ್ ಆಫ್ ವಾಟರ್. ಒಂದು ಸತ್ಯ ಕೊರಿತಾರೆ, ಎರಡು ಸತ್ಯ ಫಿಲ್ ಅಪ್ ಮಾಡಿಬಿಡ್ತಾರೆ ಒಂದೇ ಸರ್ತಿಗೆನೆ. ಇದೆಲ್ಲ ಎಲ್ಲಿ ಆಗಬೇಕು ಅಂತ, ಯುದ್ಧರಂಗದಲ್ಲಿ ಆಗಬೇಕು. ಇದು ಮಾಡಲಿಕ್ಕೋರೆ ಯುದ್ಧ ಶುರುವಾಗುತ್ತೆ ನಮಗೆ. ಒಂದು ಬೋರ್ವೆಲ್ ಸ್ಯಾಂಕ್ಷನ್ ಆಗಬೇಕಾದ್ರೆ ಕತೆ ಮುದುವಾಗಿರುತ್ತೆ. ಅಂತ ಹೊತ್ತಿನಲ್ಲಿ ಒಂದು ಕ್ಷಣ ಮಾತ್ರದಲ್ಲಿ ದೊಡ್ಡ ಕಂದಕ, ಅದರಲ್ಲಿ ಬಿಲ್ಲು ಫುಲ್ ಬಾಣ ನೀರು ಅದ್ರ ತುಂಬ. ಅರ್ಜುನ ಹೋಗು, ಕುದುರೆ ಬಿಚ್ಚಿಕೊಂಡು ಹೋಗಿ ಅದಕ್ಕೆ ಯುದ್ಧ ಮಾಡ್ತಿರೋ ಎಲ್ಲ ಏರ್ಪಾಟ್ ಮಾಡ್ತಿದ್ರೆ ಕಳಿಸಿಬಿಟ್ಟನಂತೆ. ಅರ್ಜುನ್ ನೆಲದ ಮೇಲೆ ಯುದ್ಧ ಮಾಡ್ತಾ ಇದ್ದಾನೆ ಅರ್ಜುನ. ಕೃಷ್ಣ ಕೆಳಗಿಡಿತಾನೆ, ಕುದುರೆಗಳನ್ನು ಬಿಚ್ಚುತ್ತಾನೆ, ಬಾಣಗಳನ್ನು ಕಿತ್ತುತ್ತಾನೆ, ಮೈ ಸವರುತ್ತಾನೆ, ಸ್ನಾನ ಮಾಡಿಸಿ ನೀರು ಕುಡಿಸಿದನಂತೆ. ಹೂವ ತರುವರ ಮನೆಗೆ ಹುಲ್ಲ ತರುವ, ಅವ್ವ ಲಕುಮೀರ ಮಣ ಇವಾಗಿಲ್ಲ ಗರುವ. ಯುದ್ಧರಂಗದಲ್ಲಿ ಕುದುರೆಗಳಿಗೆ ಗಾಯವಾಸಿ ಮಾಡಿ ನೀರು ಕುಡಿಸಿ ಬೈ ತೊಡಿಸಿ ಯಾರು ಮಾಡ್ತಾರೆ ಈ ಕೆಲಸವನ್ನೆಲ್ಲ ಕೂಡ? ಒಂದ್ ಕಡೆ ಅರ್ಜುನ, ಒಂದ್ ಕಡೆ ಕೃಷ್ಣ. ಅರ್ಜುನ ಇಷ್ಟೆಲ್ಲ ಮಾಡಿದ ಕಾರಣ ಏನು ಅಂದ್ರೆ, ಕೃಷ್ಣನಲ್ಲಿ ಅಷ್ಟು ಭಕ್ತಿಯಿಂದ ಮಾಡಿದ. ಕೃಷ್ಣ ಸರ್ವೋತ್ತಮನಾಗಿ ಮಾಡಿದ, ಭಗವಂತನಾಗಿ ಕೃಷ್ಣ ಮಾಡಿದ, ಭಕ್ತನಾಗಿ ಅರ್ಜುನ ಮಾಡಿದ. ಸುತ್ತ ಎಲ್ಲ ನೀರು ಕುಡಿಸಿ ಕಾಮ ಮತ್ತು ಅವಸರ ಇಲ್ಲ ಕೃಷ್ಣನಿಗೆ. ಬಸ್ ನಿಂತಿರುತ್ತೆ, ಎಲ್ಲರ ಅವಸರ ಮಾಡ್ತಿರಲ್ಲ, ಹೊತ್ತಾಯ್ತು ಅಂತೆ. ಡ್ರೈವರ್ ನಿಧಾನ ಕೂತಿರ್ತಾನೆ, ಯಾಕೆ ಗೊತ್ತಾ? ಅವ್ನು ಕೊಡೋರಿಗೆ ಬಸ್ ಹೋಗೋದಿಲ್ಲ ಗ್ಯಾರಂಟಿ. ಆದ್ರಿಂದಾಗಿ ಭಗವಂತ ಕೃಷ್ಣ ಸರ್ವೋತ್ತಮ, ನಿಧಾನವಾಗಿ ಇವೆಲ್ಲ ಮಾಡ್ತಿದ್ದಾನೆ, ಮುಗಿಸ್ತಾನೆ, ಯುದ್ಧ ಮಾಡ್ತಿರ್ತಾನೆ. ಅರ್ಜುನ ಕುದುರೆಗಳನ್ನು ಹೂಡಿಸಿ ಕಾಮ ಕೂಡಿಸಿ ಮತ್ತೆ ರೈಟ್ ಅಂತಾನೆ ಅರ್ಜುನ ಹೆಚ್ಚು ಬಿಡ್ತಾರೆ. ಇಷ್ಟೊತ್ತು ಯುದ್ಧ ಮಾಡ್ತಿದ್ದಾರೆ, ಏರು ಯಾರಿಗೇನು ಮಾಡೋಕ್ಕಾಗಿಲ್ಲ. ಕೃಷ್ಣ ಎದುರಿಗಿದ್ರೆ ಏನಾಗುತ್ತೆ ನೋಡಿದ್ರ, ಲೀಲಾಜಾಲ ಯುದ್ಧ ಮಾಡಿಸ್ತಾ ಇದ್ದಾನೆ. ಇದನ್ನು ದ್ರೋಣ ಪರ್ವದಲ್ಲಿ ಭಾಗ ನೋಡಿಬಿಟ್ರಂತೂ ಕೃಷ್ಣ ಮೈನಸ್ ಕೃಷ್ಣ, ಅರ್ಜುನ ಏನು ಮಾಡೋಕ್ಕಾಗ್ತಿರಲಿಲ್ಲ. ನೋ ಎಂಟ್ರಿ, ದುರ್ಯೋಧನಿಗೆಲ್ಲಕ್ಕಾಗ್ತಿರಲಿಲ್ಲ, ಮುಂದೆ ಹೋಗ್ಲಿಕ್ಕಾಗ್ತಿರಲಿಲ್ಲ, ಈ ಸಮಯದಲ್ಲಂತೂ ವಿಚಾರ ಮಾಡೋಕ್ಕಾಗ್ತಿರಲಿಲ್ಲ. ಇನ್ನೊಂದು ಪ್ರಸಂಗ ಬಂತು, ಭೂರಿಶ್ರವ ಸಾತ್ಯಕರಿಗೆ ಯುದ್ಧ. ಇಬ್ಬರಿಗೂ ಭಾರಿ ಒಳ್ಳೆಯವರು, ಇಲ್ಲೇನೋ ಒಂದು ಗಲಾಟೆ ಪಾಪ ಇಬ್ಬರಿಗೂ ಕೂಡ. ಯುದ್ಧದಲ್ಲಿ ಭೂರಿಶ್ರವ ಸಾತ್ಯಕರಿಗೆ ಕೆಳಗೆ ಬಿಡಿಸಿಬಿಡ್ತಾನೆ, ಖಡ್ಗ ಎತ್ತುತ್ತಾನೆ, ತಲೆ ಕತ್ತರಿಸಬೇಕು ಅಂತ ನಿಂತ್ಕೊಂಡ್ಬಿಟ್ಟಿರ್ತಾನೆ. ಕೃಷ್ಣ ನೋಡ್ತಾನೆ, ನೋಡು ಅರ್ಜುನ ನಿನ್ನ ಶಿಷ್ಯನ ಗತಿ ನೋಡು ಅಂತ ಹೇಳ್ತಾನೆ. ಸಾತ್ಯಕ ಅರ್ಜುನನ ಶಿಷ್ಯ, ಶಿಷ್ಯ ಅರ್ಜುನ ಮತ್ತು ಕೃಷ್ಣ ಇಬ್ಬರು ಕೂಡ ಸಾತ್ಯಕಿಯ ಗುರುಗಳು. ಅಸ್ತ್ರೇ ಶಸ್ತ್ರೇ ಸರ್ವವಿದ್ಯಾಸು ಚೈವ ಶಿಷ್ಯ ಶೈನೇಯ ವಾಸುದೇವ ಇಂದ್ರಸೂನ್ಮೋಹು. ಆಚಾರ್ಯರ ಮಾತು, ಕೃಷ್ಣಾರ್ಜುನರ ಶಿಷ್ಯನಂತೆ ಸಾತ್ಯಕಿ. ಸಾತ್ಯಕಿ ಸಾಯ್ತಾ ಇದ್ದ ಅಂತ ಸ್ಥಿತಿ ಬಂದ್ಬಿಟ್ಟಿದೆ ಈಗಾಗಲೇ. ಕೃಷ್ಣ ತೋರಿಸ್ತಾನೆ, ನೆನಪಿರಲಿ, ಆಚಾರ್ಯ ಬರೀತಾರೆ ತಕ್ಷಣನೇ, ಅದು ಎಲ್ಲೋ ಅಲ್ಲ, ಮನೆ ಅದು. ಭಗವಂತ ಯುದ್ಧದ ಭಯಂಕರವಾದಂಥ ವಾತಾವರಣ, ಅಂಥ ಯುದ್ಧ ಜಗತ್ತು ಹಿಂದೆ ನಡೆದಿಲ್ಲ, ಮುಂದೆ ನಡೆಯೋದಿಲ್ಲ. ಅಂಥ ಯುದ್ಧರಂಗದಲ್ಲಿ ಕೃಷ್ಣ ಇದು ನೋಡ್ತಾ ಇದ್ದಾನಂತೆ. ಅರ್ಜುನ ಇದ್ದಾನೆ ನೋಡ್ತಾ ಇಲ್ಲ, ಕೃಷ್ಣ ನೋಡ್ತಾ ಇದ್ದಾನೆ. ಅದಕ್ಕೆ ಅಂದರೆ ವಿಶ್ವತಶ್ಚಕ್ಷುರಿಯೋ ವಿಶ್ವತೋಮುಖ, ಕೃಷ್ಣನ ಕಣ್ಣಿಗೆ ಕಾಣದ್ದು ಯಾವುದಿದೆ ನೋಡಿದ್ರ ಅಂತ ಹೇಳ್ತಾರೆ. ನೋಡು ಅರ್ಜುನ, ನಿನ್ನ ಶಿಷ್ಯನ ಗತಿ ಏನಾಗುತ್ತೋ ಅಂತ ತೋರಿಸಿದ್ದೇನೆ. ತಕ್ಷಣ ಅರ್ಜುನ ಒಂದು ಭಲ್ಲವನ್ನು ತಗೊಳ್ತಾನೆ, ಆಯುಧ ತಗೊಂಡು ಭೂರಿಸರು ಕೈ ಎತ್ತಿರ್ತಾನಲ್ಲ ಅದು ಹೊಡಿತಾನೆ. ಅವನ ಕೈ ಖಡ್ಗದ ಸಮೇತ ಹೋಗ್ಬಿಡುತ್ತೆ ಆ ಕಡೆ, ಅವ್ರ ಕೈ ಕಟ್ ಮಾಡ್ತಾನೆ, ಸಾತ್ಯಕ್ಕೆ ಉಳ್ಕೊಡ್ತಾನೆ. ಉಳಿಸಿದ್ಯಾರು ಮತ್ತೆ? ಪುನಃ ಕೃಷ್ಣನೇ. ಕೃಷ್ಣ ಯುದ್ಧರಂಗದಲ್ಲಿ ಭಗವಂತ ಸಾತ್ಯಕಿಯನ್ನ ಪ್ರಾಣರಕ್ಷಣೆ ಮಾಡ್ತಾನೆ, ಭೂರಿಸರ ಮುಂದೆ ಸತ್ತ ಹೋಗ್ಬಿಡ್ತಾನೆ. ಆ ಕಥೆ ಮುಂದೆ ಅದು ನಮಗೆ ಬೇಡ. ಈಗ ಯುದ್ಧ ಮಾಡ್ತಾ ಮಾಡ್ತಾ ಅನೇಕ ಪ್ರಸಂಗ ನಡೀತು. ಕೃಷ್ಣ ಜೋರಾಗಿ ಶಂಖ ಬಾರಿಸ್ತಾ ಇದ್ದ, ಜೋರ ಶಂಖ ಊದ್ತಾ ಇದ್ದಾನೆ. ಅರ್ಜುನ ಗಾಂಡೀವ ಹೊಡಿತಾ ಇದ್ದಾನೆ. ಅಲ್ಲಿ ಧರ್ಮರಾಜ ಕೇಳ್ತಾ ಇದ್ದಾನ. ಅದನ್ನು ಯುದ್ಧದ ಬಗ್ಗೆ ಆತ ಫುಲ್ ಗಮನ ಇಟ್ಟಿದ್ದಂತೆ. ಆತನಿಗೆ ಎರಡು ಕೃಷ್ಣಂದು ಶಂಖ ಕೇಳಬೇಕು, ಅರ್ಜುನದ ಗಾಂಡೀವದ ಘೋಷ ಕೇಳಬೇಕು. ಹೊಡೆದಾಗೆಲ್ಲ ಬುಲೆಟ್ ಹೊಡೆದ ಡಮ್ ಅನ್ನುತ್ತಲ್ಲ, ಒಂದ್ಸತ್ ಬಾಣ ಬಿಟ್ಟಾಗೆಲ್ಲ ಘೋಷ ಬರ್ತಿತ್ತದು. ಅಬ್ಸರ್ವ್ ಮಾಡ್ತಾ ಇದ್ದ, ಆದ್ರೆ ಬರ್ತಾ ಬರ್ತಾ ಸ್ಟಾಪ್ ಆಗಿಬಿಡುತ್ತೆ. ಕೃಷ್ಣನ ಪಾಂಚಜನ್ಯದ ಘೋಷ ಕೇಳಿಸ್ತಾ ಇದೆ, ಅರ್ಜುನನ ಗಾಂಡೀವದ ಘೋಷ ಕೇಳಿಸ್ತಾ ಇದೆ. ಬಹಳ ಹೆದರಿಕೆ ಆಯ್ತು ಆತನಿಗೆ, ಭಯ ಆಗಿಬಿಟ್ಟು ಕೇಳ್ತಾನೆ. ಸಂಶ್ರೂಯತೆ ಪಾಂಚಜನ್ಯಸ್ಯ ಘೋಷ ನಶ್ರೂಯತೆ ಗಾಂಡೀವಸ್ಯಾದ್ಯ ಘೋಷ. ಗಾಂಡೀವದ ಶಬ್ದ ಕೇಳಿಸ್ತಾ ಇಲ್ಲ, ಪಾಂಚಜನ್ಯ ಶಬ್ದ ಕೇಳಿಸ್ತಾ ಇದೆ. ಏನ್ ಮಾಡ್ಬೇಕೀಗ, ಏನೋ ಆಗಿರ್ಬೇಕು ಅರ್ಜುನನಿಗೆ. ಬಹುಶಃ ಕೃಷ್ಣ ತಾನೇ ಯುದ್ಧ ಮಾಡ್ತಿದ್ದನೋ ಏನೋ, ಅರ್ಜುನ್ ಏನಾರು ಆಯ್ತೋ ಏನೋ ಅಂತ ಧರ್ಮರಾಯ ಆಯ್ತು ಯೋಚನೆ ಮಾಡ್ತಾ ಇದ್ದಾನೆ. ಆ ಸಮಯಕ್ಕೆ ಭೀಮಸೇನ ಸ್ವಲ್ಪ ನೋಡ್ಕೊಂಡು ಬಾ ಏನಾಗಿದೆ ಅಂತ, ಏನಾಗಿದೆ ನೋಡ್ಕೊಂಡು ಬಾ ಅಂತ ತಕ್ಷಣ ಭೀಮಸೇನದೇವರು ಹೇಳ್ತಾರೆ, ಏನು ಯೋಚನೆ ಅಂತ ಕೇಳ್ತಾರೆ. ಕೃಷ್ಣನ ಬಗ್ಗೆ ಭಾರಿ ಯೋಚನೆ ಆಗಿಬಿಟ್ಟಿದೆ ನನಗೆ, ಅರ್ಜುನನ ಬಗ್ಗೆ ಧ್ವನಿನೇ ಕೇಳಿಸ್ತಾ ಇಲ್ಲ ಅಂತ ಕೇಳಿದಾಗ ಧರ್ಮರಾಜ, ಏನು ಮಾಡಬೇಕೀಗ, ನೋಡ್ಕೊಂಬರ್ಬೇಕು ಯಾರಾದರೂ ಹೋಗಿ. ಸರಿ, ಯಾರು ಹೋಗಬೇಕು ಅಂದರೆ ಸಾತ್ಯಕ್ಕೆ ನೀನು ಹೋಗು ಅಂತ ಕಳಿಸಿರ್ತಾರೆ. ಸಾತ್ಯಕ್ಕೆ ಬಂದು ಇಷ್ಟು ಗಲಾಟೆ ಆಗಿರುತ್ತೆ. ಈಗ ಮತ್ತೆ ಆಯ್ತು, ಈಗ ಭೀಮಸೇನ ಇಷ್ಟು ನೀನೇ ಹೋಗು ಅಂತ ಕೇಳಿದರು. ಅರ್ಜುನನ ಘೋಷ ಕೇಳಿಸ್ತಾನೆ ಇಲ್ಲ, ಕಾಂಚನ ಘೋಷ ಕೇಳಿಸ್ತಾನೆ ಇದೆ. ತಾರತಮ್ಯ ನೋಡಬೇಕು, ಕೃಷ್ಣ ಅರ್ಜುನ ಇಬ್ಬರು ಒಂದೇ ರಥದಲ್ಲಿ ಕೂತಿರೋದು. ಕೃಷ್ಣನ ಧ್ವನಿ ಕೇಳಿಸ್ತಾ ಇದೆ, ಅರ್ಜುನ ಧ್ವನಿ ಕೇಳಿಸ್ತಾ ಇಲ್ಲ. ದೇವರ ಧ್ವನಿ ಕೇಳಿಸ್ತಾ ಇದೆ, ಜೀವ ಧ್ವನಿ ಕೇಳಿಸೋದಿಲ್ಲ ಅಂತ ಹೇಳ್ತಾರೆ. ಯುದ್ಧರಂಗದಲ್ಲಿ ಕೃಷ್ಣನ ಧ್ವನಿ ಯಾವಾಗಲೂ ಜಾಗೃತ. ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲಿದ್ದರೂ ಕೃಷ್ಣನ ಧ್ವನಿ ಕೇಳಿಸಬೇಕು. ಮಹಾಭಾರತ ಯುದ್ಧದಲ್ಲಿ ವರ್ಣನೆ ಮಾಡ್ತಾರೆ, ಕೃಷ್ಣ ಶಂಖ ಊದಿದರೆ ಸ ಪಾಂಚಜನ್ಯ ಅಚ್ಯುತ ವಕ್ರವಾಯುನ ಭೃಶಂ ಸುಪೂರ್ಣೋದರ ನಿಸೃತ ಧ್ವನಿ ಅಂತ ಹೇಳ್ತಾರೆ. ಜಗದ್ವಿರಿಂಚೇಶ ಸುರೇಂದ್ರ ಪೂರ್ವಕಂ ಪ್ರಕಂಪಯಾಮಾಸ ಯುಗಾತ್ಯಯೇ ಯಥ. ಕೃಷ್ಣ ಪಾಂಚಜನ್ಯವನ್ನು ಊದಿದರೆ ಇಡೀ ಲೋಕ ನಡುತ್ತಿತ್ತ, ಗಡಗಡ ನಡುತ್ತಿತ್ತಂತೆ. ಅದಕ್ಕೇನೆ ಕೃಷ್ಣನ ಶಂಖನ ಆಯುಧ ಅಂತ ಕರೀತಾರೆ. ಗರ್ಭಾ ದೇವಾರಿ ನಾರೀಣಾಂ ವಿಶೀರ್ಯಂತೆ ಸಹಸ್ರಧ ತವ ನಾದೇನ ಪಾತಾಲೆ ಪಾಂಚಜನ್ಯ ನಮೋಸ್ತುತೆ. ಎಲ್ಲೋ ಕೆಡದಾಗತ್ತಲ್ಲ ಇದನ್ನ, ಶಂಖ ದೇವ್ರ ಪೂಜೆ ಕಾಲಕ್ಕೆ ಹೇಳೋ ಮಂತ್ರ ಅದು. ಶಂಖ ಪೂಜೆ ಮಾಡಬೇಕಾದ್ರೆ ಹೆಂಗೆ ಪಾಂಚಜನ್ಯ ಘೋಷ ಓದಿದರೆ, ಪಾತಾಳ ಲೋಕದಲ್ಲಿ ಗರ್ಭಿಣಿ ಸ್ತ್ರೀಯರು ಇರ್ತಾರಲ್ಲ, ರಾಕ್ಷಸ ಸ್ತ್ರೀಯರು, ಅವ್ರ ಗರ್ಭ ಅವರ್ಷಣ ಆಗುತ್ತಂತ ಅವರಿಗೆ. ಅಂತಹ ಶಬ್ದ ಕೃಷ್ಣನ ಧ್ವನಿಯ ಶಬ್ದ. ಅರ್ಜುನ ಅಲ್ಲೇ ಇದ್ದಾನೆ, ಅದ್ರ ಘೋಷ ಇಲ್ಲ, ಕೃಷ್ಣನ ಘೋಷ ಕೇಳಿಸ್ತಾ ಇದೆ. ಭೀಮಸೇನ ಅವ್ ನೋಡ್ಕೊಂಬರ್ತೀಯಾ ಅಣ್ಣ, ನೀನು ಯೋಚನೆ ಏನು ಅಂತ ಕೇಳ್ತಾನೆ ಅರ್ಜುನ್. ಏನೋ ಆಗಿರಬೇಕು, ಕೃಷ್ಣ ದಯವಿಟ್ಟು ನೀನು ಕಾಪಾಡಬೇಕು ಹೋಗಿ. ಆ ಕೃಷ್ಣ ಭೀಮಸೇನ ಕೇಳ್ತಾರೆ, ಅಣ್ಣ ಸ್ವಲ್ಪ ಯೋಚನೆ ಇರಲಿ, ಅರ್ಜುನ ಯಾರ ಜೊತೆಗಿದ್ದಾನೆ ಗೊತ್ತಾ, ಕೃಷ್ಣನ ಜೊತೆಗಿದ್ದಾನೆ. ಆತನ ಗೆಲ್ಲಲಿಕ್ಕೆ ಯಾರ್ಯಾರ ಕೈಲೂ ಸಾಧ್ಯ ಇಲ್ಲ. ಈಗ ನಾನು ಹೋಗು ಅಂತ ಹೇಳ್ತೀಯಲ್ಲ, ನಿನ್ನಗತಿಯನ್ನು ಯೋಚನೆ ಮಾಡು ಅಂತ ಹೇಳ್ತಾನೆ. ನಿನ್ನಗತಿಯರು ನಾನು ಇಲ್ಲ, ಕೃಷ್ಣ ನಿನ್ನಗತಿಯನ್ನು ಯೋಚನೆ ಮಾಡ್ತೀಯಾ. ಅರ್ಜುನ ಸೇಫ್, ಆತನ ಯಾರು ಏನು ಮಾಡೋಕ್ಕಾಗದ, ಕೃಷ್ಣ ಕಾಪಾಡ್ತಿದ್ದಾನೆ. ಇದಕ್ಕೆ ಭೀಮಸೇನ ಅಂತ ಕರೆಯೋ. ದೇವರಿದ್ದಾನೆ ಅಂದ್ರೆ ನೋ ಪ್ರಾಬ್ಲಮ್ ಮಠ, ನಮಗೆ ದೇವರೇ ಪ್ರಾಬ್ಲಮ್ ಆಗಿರೋದು ಒಂದು ಪ್ರಾಬ್ಲಮ್ ಮತ್ತೆ ಹೊರತು ದೇವರಿದ್ದಾನೆ ಯೋಚನೆ ಮಾಡಲೇಬೇಡಿ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾನೀತಿರ್ಮತಿರ್ಮಮ. ಆಗ ಧನುರಾಜ ಹೇಳ್ತಾನೆ ಭೀಮಸೇನ, ನನಗೆ ಅದೆಲ್ಲ ಅರ್ಥ ಆಗ್ತದೆ, ಅದು ನಿನ್ನ ರಕ್ಷಣೆ ಇದ್ರೆ ಸಾಕು, ನಾನು ಹಾಗೋ ಬದುಕ್ತೇನೆ, ನೋಡ್ಕೊಂಬರ್ಬೇಕು ನೀನು ಹೋಗಿಬಿಟ್ಟು. ಧರ್ಮರಾಜನ ಅರ್ಜುನ ಅಷ್ಟು ಪ್ರೀತಿಯಾಗ, ಆಗ ಭೀಮಸೇನ ಆಯ್ತು ಹೋಗ್ತೇನೆ ಅಂತ ಹೋಗ್ತಾರೆ. ಅವ್ರ ಸ್ಟೈಲ್ ಗೊತ್ತಾರೆ, ಭೀಮಸೇನ ಸ್ಟೈಲ್ ಅಂದ್ರೆ ಮುಗಿದೋಯ್ತು. ದ್ರೋಣಾಚಾರ್ಯ ಬಗ್ಗೆ ನಮಸ್ಕಾರ ಮಾಡಿ ಅರ್ಜುನ ಹೋದರೆ ಭೀಮಸೇನ ಒಳಗೆ ಹೋಗ್ಬೇಕೀಗ. ದ್ರೋಣಾಚಾರ್ಯ ಕೇಳ್ತಾರೆ, ನೋಡು ಭೀಮಸೇನ ನೀನು ಒಳಗೆ ಬಿಡೋದಿಲ್ಲ ನಾನು, ಅರ್ಜುನ ಯಾತಕ್ಕೆ ಬಿಟ್ಟೆ ಗೊತ್ತಾ, ನಮಸ್ಕಾರ ಮಾಡಿದ್ದಕ್ಕೆ ಬಿಟ್ಟೆ. ನೀರು ಹಾಗೆ ಮಾಡ್ತಿ, ಅವ್ರು ಇಷ್ಟು ಕೊಟ್ಟರು ನೀರು ಕೊಡ್ತೀರಾ ಅಂತಾರಲ್ಲ, ಆತ ನೀರು ಮಾಡ್ತೀಯ ಅಂತ ಕೇಳಿದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯುದ್ಧರಂಗ ಹೊರಗೆ ಬನ್ನಿ, ನಮಸ್ಕಾರ ಮಾಡ್ತೇನೆ ಗುರುಗಳು, ನೀವು ಇಲ್ಲಿ ಬಂದರೆ ಗುರುಗಳಲ್ಲ ನೀವು, ಶತ್ರುಗಳು ನಮಗೀಗ. ನಾನು ಹೇಳೋದಿಷ್ಟು ನೀವು ಜಾಗ ಬಿಡ್ತೀರೋ ನಾನೇ ಬಿಡಿಸಿಕೊಳ್ಳೋದು ಅಷ್ಟೇ ಕೇಳೋದಷ್ಟೇ, ಬಿಟ್ಟರೆ ನಿಮ್ಮ ಪುಣ್ಯ ಇಲ್ಲ, ನಾನು ಬಿಡಿಸ್ಕೊತೇನೆ ಅಂತ ಹೇಳಿದರೆ ಅದು ಹೇಳಿಬಿಟ್ಟಿದ್ದು ಅಷ್ಟೇ ಅಲ್ಲ, ಭೀಮಸೇನ ಅನಾಮತ್ ತಿಳಿದು ರಥವನ್ನು ಎತ್ತಿ ಆಕಾಶಕ್ಕೆ ಓದ್ಬಿಟ್ಟೆ ದ್ರೋಣಾಚಾರ ರಥನ ಆಕಾಶಕ್ಕೆ. ದ್ರೋಣಾಚಾರ್ಯ 800 ವರ್ಷ ಪಾಪ ಅವರಿಗೆ ಜಂಪ್ ಮಾಡಿದ್ರಂತ, ಪಾಪ ಜಂಪ್ ಮಾಡಿ ಉಳ್ಕೊಂಡ್ರಂತೆ, ಇರೋದ್ರೆ ಮತ್ತೊಂದು ರಥ ಸಪ್ಲೈ ಮಾಡಿದನಂತೆ, ಮತ್ತೆ ಎತ್ತಿ ಹಾಕಿದ್ರು, 8 ರಥ ಪುಡಿ ಪುಡಿ ಮಾಡಿ ಹಾಕಿದ್ರಂತೆ. ದ್ರೋಣಾಚಾರ್ಯ ಉಳ್ಕೊಂಡ್ರಲ್ಲ, ಭೀಮಸೇನ ಉಳಿಸಿದ್ದು, ಕೊಲ್ಲ ಊದಿದ್ರೆ ಹೋಗಿಬಿಡ್ತಿದ್ರು ದ್ರೋಣಾಚಾರ್ಯರು, ಅಷ್ಟು ಎಚ್ಚರಿಕೆ ಕೊಳ್ಳೋಕೆ ಉಳಿಸಿದರಂತೆ. ಭೀಮಸೇನ ಒಳಗೆ ಎಂಟರ್ ಆಗ್ತಾರೆ, ಯಾರು ಭೀಮನೇನಿಲ್ಲ, ಸಾಧ್ಯನೇ ಇಲ್ಲ. ಭೀಮಸೇನ ಸಮೋನಾಸ್ತಿ ಸಿರಯೋರು ಹಯೋರುಪಿ ಅಲ್ಲಿಗೆ ಹೋಗ್ತಾರೆ. ಆಮೇಲೆ ಅಷ್ಟೊತ್ತಿ ಹೊತ್ತಾಗ್ತಾ ಬರ್ತಾ ಇದೆ, ಸಂಜೆ ಆಗ್ತಾ ಬರ್ತಾ ಇದೆ, ಏನು ಜಯದರದ ಸುಳಿವು ಕೂಡ ಸಿಗ್ತಾ ಇಲ್ಲ ಅರ್ಜುನನಿಗೆ, ಎಲ್ಲೆಲ್ಲಿ ಸುದ್ದಿ ಕೂಡ ಸಿಗ್ತಾ ಇಲ್ಲ. ಏನು ಮಾಡ್ಬೇಕು ಅರ್ಜುನ, ಈಗ ಯುದ್ಧ ಮಾಡ್ತಾನೆ ಇದ್ದ ಅಶ್ವತ್ಥಾಮರು ಬೇರೆ ಬಂದ್ಬಿಡ್ತಾರೆ, ಜೋರು ಯುದ್ಧ ನಡೀತಾ ಇದೆ, ಉಳಿಸ್ಬೇಕು ಅಂತ ಅಶ್ವತ್ಥಾಮರು, ಕೊಲ್ಲಬೇಕು ಅಂತ ಅರ್ಜುನ, ಏನು ಮಾಡಬೇಕಾಗ. ಕೃಷ್ಣ ವಂಡರ್ ಮಾಡ್ತಾನ ಸಮಯಕ್ಕೆ, ಹೇಳ್ತಾರೆ ಲೋಹಿತಾಯತಿ ಭಾಸ್ಕರೇ, ಸೂರ್ಯ ಕೆಂಪಾಗ್ತಾ ಇದ್ದಾನಾಗಲೇ, ಮುಳುಗಾಗತಿ ಮುಳುಗದೊಳಗೆ ಅರ್ಜುನ ಕೊಲ್ಲಬೇಕೀಗ, ಸೂರ್ಯ ಮುಳುಗಳು ಕೊಲ್ಲಬೇಕು, ವಾಲೆ ಕೆಂಪಾಗ್ತಾ ಇದ್ದಾನೆ. ಅಜಿತೇ ದ್ರೋಣತನಯೇ ಅಹತೇತು ಜಯದ್ರಥೇ ಲೋಹಿತಾಯತಿ ಭಾಸ್ಕರೇ ಅರ್ಜುನಶ್ಚ ಜಯಾಕಾಂಕ್ಷಿ ಸಸರ್ಜ ತಮ ಊರ್ಜಿತಂ. ಕೃಷ್ಣ ತಕ್ಷಣನೇ ಹೊಸ ಹೊಸ ಇದು ಮಾಡ್ತಾನೆ. ಕತ್ತಲೆ ಕವಿಸಿಬಿಟ್ಟಂತೆ, ಸೂರ್ಯ ಇದ್ದೇ ಇದ್ದಾನೆ, ಕತ್ತಲೆ ಕವಿಸಿಬಿಟ್ಟನಂತೆ. ಸೂರ್ಯ ಮುಡಿದಂತೆ ಎಲ್ಲರೂ ಗಣಿಸಿಬಿಡ್ತು. ಇಂಥ ಪವಾಡ ಜಗತ್ತು ಯಾರೂ ಮಾಡಕ್ಕೆ ಸಾಧ್ಯ ಇಲ್ಲ, ಕೃಷ್ಣ ಮಾತ್ರ ಮಾಡಿದ್ದೆ ಹೊರತು ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲ. ಯದಾದಿತ್ಯ ಗತಂ ತೇಜ ಜಗದ್ಭಾಸಯತಿ ಅಖಿಲಂ, ಯಚ್ಚಂದ್ರ ಬಸಿ ಹೆಚ್ಚಾಗ್ನವು ತತ್ತೇಜೋ ವಿದ್ಯೆ ವಾಮಕಂ. ಅದಕ್ಕೆ ಸಾಕ್ಷಿ ಅಂದ್ರೆ ಇದೇ, ಸೂರ್ಯ ಬಲ್ಬ್ ಅಷ್ಟೇ, ಕೃಷ್ಣ ಕರೆಂಟ್ ಆಫ್ ಮಾಡಿದ್ರೆ ಡಲ್ಲ, ಸೂರ್ಯ ಪೂರ್ತಿ ಇದಾಗ್ಬಿಟ್ಟಷ್ಟೆ. ಈ ಕಥೆ ಪ್ರಾಕ್ಟಿಕಲ್, ಗೀತಾ ಥಿಯರಿ ಇದು ಪ್ರಾಕ್ಟಿಕಲ್. ನಮ್ಮ ಆಧಾರಿಕರು ಏನ್ ಮಾಡ್ತಾರೆ ಗೊತ್ತಾ, ಈ ಸೈಂಟಿಸ್ಟ್ಗಳೆಲ್ಲ ಅವತ್ತೇನಾಗಿರಬ ಬಹುಶಃ ಅಂದ್ರೆ ಸೂರ್ಯಾಸ್ತದ ಕಾಲಕ್ಕೆ ಟೋಟಲ್ ಎಕ್ಲಿಪ್ಸ್ ಆಗಿತ್ತು ಅಂತ ಸುದ್ದಿ ಮಾಡಿಬಿಟ್ಟಿದ್ದಾರೆ. ಸೂರ್ಯಗ್ರಹಣ ಇತ್ತು ಪೂರ್ತಿಯಾಗಿ, ಜನ ಇರೋ ತಿಳ್ಕೊಂಡ್ಬಿಟ್ರು, ಕೃಷ್ಣನ ಮಹಿಮೆ ತಿಳ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ. ದಡ್ರು ಅವತ್ತೇನು ಗೊತ್ತಾ, ತಿಥಿ ಅವತ್ತು ದ್ವಾದಶಿ ತಿಥಿ ಅವತ್ತು, ದ್ವಾದಶಿಯಲ್ಲ ಸೂರ್ಯಗ್ರಹಣ ಆಗುತ್ತಾ, ಎಷ್ಟಾದ್ರೂ ಕಾಮನ್ ಸೆನ್ಸ್ ಬೇಕೋ ಬೇಡ ಇವರಿಗೆ. ಅಂದ್ರೆ ಶುದ್ಧ ಮೂರ್ಖ ಜನಗಳು ಇವರೆಲ್ಲ ಕೂಡ, ಕೃಷ್ಣನ ಮಹಿಮೆಯಿಂದಾಗಿದ್ದೆ ಹೊರತು ಬೇರೆ ಏನೂ ಅಲ್ಲ. ಚಕ್ರ ಬಿಟ್ಟ ಚಕ್ರ ಬಿಟ್ಟ ಅಂತ ಹೇಳ್ತಾರೆ ಕೆಲವರು. ಚಕ್ರದ ಪ್ರಸ್ತಾಪ ಮಹಾಭಾರತದಲ್ಲಿ ಬರೋದಿಲ್ಲ, ನಿರ್ಣಯದಲ್ಲೂ ಬರೋದಿಲ್ಲ. ಕೃಷ್ಣನಿಗೆ ಯಾವ ಚಕ್ರನೂ ಬೇಕಿಲ್ಲ. ಸಸದ್ಯ ತಮ ಊರ್ಜಿತಂ, ಕತ್ತೆ ಸೃಷ್ಟಿ ಮಾಡ್ತಾನೆ ಪರಮಾತ್ಮ, ಸೃಷ್ಟಿ ಮಾಡಿದ ಅಷ್ಟೇ ಹೊರತು ಚಕ್ರ ಅಂತ ಹೇಳಬೇಕಾಗಿಲ್ಲ. ಎಲ್ಲರೂ ಅಕಸ್ಮಾತ್ ಇದ್ರೆ ಬಾಧಕ ಇಲ್ಲ. ಚಕ್ರ ಅಂದ್ರೆ ಏನು ಗೊತ್ತಾ, ತಮೋಭಿಮಾನಿ ದುರ್ಗ ಅಂತ ಅರ್ಥ, ತಮಸ್ಸು ಅಂತಲೇ ಅರ್ಥ ಮತ್ತೆ ಅದಕ್ಕೆ. ಅದರಿಂದ ಏನು ಯೋಚನೆ ಇಲ್ಲ, ಕೃಷ್ಣ ಕತ್ತಲೆ ಸೃಷ್ಟಿ ಮಾಡದ, ಸೂರ್ಯ ಮುಳಿದ ಅಂತ ತಿಳ್ಕೊಂಡ್ಬಿಟ್ರಿ ಎಲ್ಲರೂ ಕೂಡ. ಜಯದ್ರಥನೂ ತಿಳ್ಕೊಂಡ, ತಷ್ಟ ಹೊರಗೆ ಬಂದ. ಎಷ್ಟು ದಡ್ಡ ಇರಬೇಕು ಅವನು, ಅವನು ಎಷ್ಟು ಕುತೂಹಲ ಗೊತ್ತಾ ಅವನಿಗೆ. ಜಯದ್ರಥನ ಸೂರ್ಯ ಮುಳಿದ್ರು ಕೊಲ್ದೆ ಹೋಗಿಬಿಟ್ರೆ ಅರ್ಜುನ ಏನ್ ಮಾಡ್ತಾನೆ, ಅಗ್ನಿ ಪ್ರವೇಶ ಮಾಡ್ತಾನೆ. ಇದು ಪಾಯಿಂಟ್, ಸೂರ್ಯ ಮುಳುಗಿಬಿಟ್ಟ, ಅಗ್ನಿ ಪ್ರವೇಶ ಅರ್ಜುನ ಮಾಡ್ತಾನೆ. ತಾನು ನೋಡ್ಬೇಕು ಎಂತ ಚಟ ಅವನಿಗೆ ಗೊತ್ತಾ, ಅವನಿಗೆ ನೋಡ್ಬೇಕಾದ್ರೆ ಉಳ್ಕೊಳ್ಳೋಕ್ಕಿಂತ ನೋಡೋದು ಜಾಸ್ತಿ ಅವನಿಗೆ. ಪಾಪ, ನಮಗೆ ಟಿವಿ ನೋಡ್ತಾರೆ, ತಮ್ಮ ಟೈಮ್ಗಿಂತ ಅದೇ ಭಾರಿ ದೊಡ್ಡದಾಗಿರೋದು. ಕಾಣ ಹೋಗ್ತಾ ಇರುತ್ತಲ್ಲಿ ಎಚ್ಚರ ಮನುಷ್ಯನಿಗೆ, ಅಲ್ಲಿ ಹೋಗಿ ನೋಡಕ್ಕೆ ಅಂತ ಬಂದ್ಬಿಟ್ಟನಂತೆ. ನೋಡ್ಲಿಕ್ಕೆ ಬಂದ ಕೃಷ್ಣ ಅದನ್ನು ಕಾಯ್ತಿದ್ದಾರೆ. ಕೃಷ್ಣ ಕೊಲ್ಲೋದಕ್ಕೆ ಎಷ್ಟು ಮೆಥಡ್ ಇದೆ ಗೊತ್ತಾ ಭಗವಂತನಿಗೆ? ಇದೊಂದು ಮೆಥಡ್ ಅಷ್ಟೇ. ಕೃಷ್ಣ ಎಲ್ಲರೂ ಒಂದೇ ರೀತಿ ಮಾಡೋದಿಲ್ಲ. ಕೃಷ್ಣ ಒಂದೇ ರೀತಿ ಮಾಡಿದ ಏನು ತಿಳ್ಕೊತಾರೆ ಗೊತ್ತಾ, ಕೃಷ್ಣ ಅದು ಒಂದೇ ಪದ್ಧತಿ ಗೊತ್ತಿರೋ ತಿಳ್ಕೊಂಡ್ಬಿಡ್ತಾರೆ. ಒಂದೇ ಕಡೆ ಶಾರ್ಟ್ ಹೊಡೆದ್ರೆ ಅದೊಂದು ಕಡೆ ಬೇರೆ ಕಡೆ ಔಟ್ ಆಗ್ತಾರೆ ಅಂತ ಅರ್ಥ. ಕೃಷ್ಣ ಹಾಗಲ್ಲ, ಆಲ್ ರೌಂಡ್ ಏನ್ ಬೇಕಾದ್ರೂ ಮಾಡಬಲ್ಲ. ಇಷ್ಟು ಮಾಡದ ಜಯದ್ರಥ ಬಂದ ಅಲ್ಲಿ. ಅರ್ಜುನ ಅಗ್ನಿ ಪ್ರವೇಶ ಮಾಡಿ ತಯಾರಾಗಿ ನಮಸ್ಕಾರ ಪ್ರದಕ್ಷಿಣೆ ಆಗ್ತಿದ್ದಾರೆ ಆಗ್ಲೇನೆ. ಮಾತು ಅಂದ್ರೆ ಮಾತವ್ರದು. ಆ ಕ್ಷಣಕ್ಕೆ ಏನಾಯ್ತು ಗೊತ್ತಾ, ಅರ್ಜುನ ನೀನು ಹೇಗೋ ಅಗ್ನಿ ಪ್ರವೇಶ ಮಾಡ್ತೀಯ, ನೀನು ಮಹಾವೀರ, ಹಾಗೆಲ್ಲ ಬರೀ ಕಲ್ಲಿ ಪ್ರವೇಶ ಮಾಡಬಾರ್ದು, ಧನುಸ್ ತಗೋ ಅಂತ ಹೇಳಿದ ಕೃಷ್ಣ. ಧನುಸ್ ತಗೋ ನೀನು ಅದನ್ನ, ಸುಮ್ಮನೆ ಧನಸ್ ತಗೋಬಾರ್ದು, ಬಾಣನೂ ಇಡು ಅಂತ ಹೇಳ್ತಾನೆ ಕೃಷ್ಣ. ಬಾಣನೂ ಇಡ್ತಾನೆ. ಈ ನೋಡು ನೋಡು ನೋಡ್ತಾ ಇರೀಗ, ನೋಡ್ತಾ ನೋಡ್ತಾ ದಯದ್ರದ ಕಾಣ್ತಾ ಇದ್ದಾನಲ್ಲಿ, ಅದು ತಲೆ ಹಾರಿಸಿಬಿಡು ಅಂತ ಹೇಳಿದಂತ ಹಾಗೆ. ತಲೆ ಹಾರಿಸಿಬಿಡು ಕೃಷ್ಣ, ಸೂರ್ಯ ಆ ತಲೆ ಕೆಡಿಸ್ಕೋಬೇಡ, ಬದ್ದು ಮೇಲೆ ಕಾರಿಸು ಅಂತ ಹೇಳ್ತಾನೆ. ಸೂರ್ಯ ಬಗ್ಗೆ ಯೋಚನೆ ಮಾಡಬೇಡ, ನಮಗೆ ಇಡ್ತ ಗ್ರಹಗಳ ಬಗ್ಗೆ ಯೋಚನೆ ಮಾಡಬೇಡ್ರಿ, ಭಗವಂತನ ಯೋಚನೆ ಮಾಡಿ ಅಂತ ಹೇಳ್ತಾರೆ. ನಮ್ಮ ಜನ ಬರೀ ಗ್ರಹ ಗ್ರಹ ಅಂತ ಕಾಣ್ತಿರ್ತಾರೆ ಹೊರತು ಸಕಲ ಗ್ರಹವಲ್ಲ ನೀನು ಸರದಿಯಾಕ್ಷ ನೋಡೋದೇ ಇಲ್ಲ. ಕೃಷ್ಣನೇ ಕಥೆ ಕೇಳಿದವರಿಗೆ ಕೃಷ್ಣ ಸರ್ವೋತ್ತಮ, ಗ್ರಹ ಪೂಜೆ ಬಿಟ್ಟುಬಿಡಬೇಕು, ಕೃಷ್ಣನನ್ನು ಆರಾಧನೆ ಮಾಡಬೇಕು. ಆಟ ಆಡುತ್ತಾನೆ ಕೃಷ್ಣ ಎಲ್ಲರನ್ನು ಕೂಡ. ಈ ಹೊಡೆಯೋ ತಲೆನ ಹೊಡೆದೇ ಬಿಡ್ತಾನೆ. ಕೃಷ್ಣನ ಮಾತು ಮುಗಿತಲ್ಲಿಗೆ ಅವನ ತಲೆ ಹಾರಿತು ಮೇಲೆ ಜಯದ್ರಥನ ತಲೆ. ಆ ಕ್ಷಣಕ್ಕೆ ಅರ್ಜುನ ಸ್ವಲ್ಪ ಅಲ್ಲೇ ಇಲ್ಲಿ ಒಂದು ಕತೆ ಹೇಳಿದ್ರು ಕೇಳು ಅಂತಾರೆ. ಉಪನ್ಯಾಸ ಮಾಡಿ ನಿದ್ದೆ ಹೊಡಿತಾರೆ ಜನ, ಅಲ್ಲಿ ಕತೆ ಹೇಳ್ತಾರಂತೆ ಭಗವಂತ. ಒಂದು ಕತೆ ಹೇಳ್ತೀರಿ ಅಲ್ಲೇ ಇಟ್ಕೊಂಡಿರೋ ತಲೆ ಅಂತ ಹೇಳಿದ್ರೆ ಅಲ್ಲೇ ತಲೆ ಇರಬೇಕಂತೆ. ಎಂಥ ಅನುಗ್ರಹ, ಎಂಥ ಅರ್ಜುನ ಸಾಮರ್ಥ್ಯ ಅದವನು. ಆಗ ಪುಂಖಾನು ಪುಂಖಯಿ ಅಂತ ಹೇಳ್ತಾರೆ. ಒಂದು ಬಾಣ ಹೊಡೆಯೋದು, ಅದು ಬಿತ್ತರೆ ಮತ್ತೊಂದು ಬಾಣ ಹೊಡೆಯೋದು. ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ ಅರ್ಜುನ, ಹೋಗ್ತಾ ಇದೆ ತಲೆ ಮೇಲಕ್ಕೇನೆ, ಬಿತ್ತಷ್ಟು ಮತ್ತೆ ಹೊಡಿತಾನೆ. ಕೃಷ್ಣ ಕತೆ ಹೇಳ್ತಿದ್ದಾನೆ, ಇವನು ಯಾರ ಮಗ ಗೊತ್ತಾ, ವೃದ್ಧಶ್ರವಸ್ಸು ಅಂತ ಒಬ್ಬ ರಾಜ, ಅವನ ಮಗ ಇವನು, ಮಹಾದುಷ್ಟ ರಾಜ ಅವನು. ಮಗನಿಗೆ ವರ ಕೊಟ್ಟಿದ್ದಾನೆ ಅವನು. ಏನು ವರ ಕೊಟ್ಟಿದ್ದಾನೆ ಗೊತ್ತೇನು, ನನ್ನ ಮಗನ ತಲೆಯನ್ನು ಯಾವನು ಕೆಳಗೆ ಬೀಳಿಸ್ತಾನೋ ಅವನ ತಲೆ ಸಾವಿರ ಹುಳಾಗಲಿ ಅಂತ ವರ ಕೊಟ್ಟಿದ್ದಾನ ಅವನು. ಅವನ ತಲೆ ಕೆಳಗೆ ಬಿದ್ದರೆ ಏನಾಗುತ್ತೆ ಗೊತ್ತಲ್ಲ ನಿನಗೆ, ನಿನ್ನ ತಲೆ ಸಾವಿರ ಹುಳಾಗುತ್ತೆ ಈಗ. ಆದ್ದರಿಂದ ಅಲ್ಲೇ ಇರಲಿ ಸ್ವಲ್ಪ ಹೊತ್ತದು, ಮತ್ತೆ ವರ ವೇಸ್ಟ್ ಆಗಬಾರ್ದು ಅವನು ಕೊಟ್ಟಿದ್ದು. ಎಲ್ಲಿ ಬಿಡಿಸ್ಬೇಕು ಗೊತ್ತಾ ಅರ್ಜುನ, ಅವ್ರ ಅಪ್ಪನ ಕೈಲೇ ಬಿಡಿಸ್ಬೇಕು ಅಂತ ಹೇಳಿದ್ದು ನಾನು. ಅವ್ರ ಅಪ್ಪನ ಕೈಲೇ ಬಿಡಿಸ್ಬೇಕು. ಅವ್ರ ಅಪ್ಪ ಏನ್ ಮಾಡ್ತಾರೆ, ಅರ್ಜುನ ಏನು ಅಡ್ರೆಸ್ಸೇ ಗೊತ್ತಿಲ್ಲ ಅರ್ಜುನಿಗೆ ಪಾಪ. ಅವ್ನು ಏನ್ ಮಾಡ್ತಾನೆ ಗೊತ್ತಾ, ಈಗ ಕುರುಕ್ಷೇತ್ರದ ಒಂದು ಎಂಡಲ್ಲಿ ಸೂರ್ಯಾರಿಗೆ ಕೊಳ್ಳಕ್ಕೆ ನೀರು ಹಿಡ್ಕೊಂಡಿದ್ದಾನೆ ಕೈಯಲ್ಲಿ. ಅಲ್ಲಿ ಹೊಡಿ ಕೈಲಿ ಬೇಡಿ ಅಂತ ಹೇಳ್ತಾನೆ. ಎಂತ ಕೃಷ್ಣ ಲೆಕ್ಕ ಹಾಕಿದ್ರೆ, ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖ, ಪರಮಾತ್ಮ ಸರ್ವಜ್ಞಾನ ಅಂತ ಹೇಳೋದಕ್ಕೆ ಯುದ್ಧ ಪರ್ವದ ಕಥೆ ಕೇಳಿಬಿಟ್ರೆ ಭಾಗವತ ಕೆಡದಾಗ ಆಗ್ತದೆ. ಕೃಷ್ಣನ ವೈಭವವನ್ನು ಅಷ್ಟು ಜನ ಗಮನಿಸ್ಬೇಕು ನಾವು. ನಮ್ಮ ಆಧಾರಿಕ ನೇಕರಿದ್ದಾರೆ, ಯುದ್ಧ ಪರ್ವದ ಏನು ಹೇಳಬೇಕಾಗಿಲ್ಲ, ಅದು ಏನ್ ದೇರಿ ನಥಿಂಗ್ ಇನ್ ಇಟ್ ಅಂತ ಬರೆದ್ಬಿಟ್ಟಿದ್ದಾರೆ. ವಚನ ಭಾರತ ಅಂತ ಪುಸ್ತಕ ಇದೆ, ತುಂಬ ಪಾಪ್ಯುಲರ್ ಅದು. ಅದ್ರಲ್ಲಿ ಬರೀತಾರೆ ಯುದ್ಧ ಪರ್ವದ ಭಾರಿ ಕಡಿಮೆ ಬರೆದಿರೋದು, ಯಾತಕ್ಕೆ ಅಂತ ಕಾರಣ ಕೊಡ್ತಾರೆ, ಅದು ಏನೂ ಇಲ್ಲ ಅದ್ರಲ್ಲಿ ಹೇಳೋದ್ರೊಳಗೆ ಅಂತ ಹೇಳಿಬಿಡ್ತಾರೆ. ಎಷ್ಟಿದೆ ಲೆಕ್ಕ ಹಾಕಿ, ಕೃಷ್ಣನ ಸರ್ವೋತ್ತಮ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಕೈಲಿ ಬೀಳಿಸು ಅಂತ ಹೇಳ್ತಾನೆ. ಅರ್ಜುನಿಗೆ ಅಡ್ರೆಸ್ ಆಗುತ್ತೆ, ಎಲ್ಲಿ ಬಿಡಿಸ್ಬೇಕು ಅರ್ಜುನ, ಹೇಗೆ ಬಿಡಿಸ್ಬೇಕು? ಆಗ ಸಂಕಲ್ಪ ಮಾಡಿದನಂತೆ, ವೃದ್ಧಕ್ಷತ್ರನ ಕೈಯಲ್ಲಿ ಹೋಗಿ, ವೃದ್ಧಕ್ಷತ್ರ ಅಂತ ಅವನ ಹೆಸರು ಹೇಳಿದ್ನಲ್ಲ, ವೃದ್ಧಕ್ಷತ್ರನ ಕೈಯಲ್ಲಿ ಬೀಳಲಿ ಅಂತ ಹೇಳಿದ ತಕ್ಷಣ ಸೀದಾ ಹೋಯ್ತು ಅಲ್ಲಿ ಬಿತ್ತಂತೆ. ವಾದಿರಾಜ ಸ್ವಾಮಿಗಳು ಬರೀತಾರೆ, ಅರ್ಜುನ ಹೇಗೆ ಬಿಟ್ಟ ಹಾಗೆ ಅಂತ ಕೇಳಿದರೆ, ಅವ್ರು ಹೇಳ್ತಾರೆ ಶಬ್ದವೇದಿ ವಿದ್ಯೆ ಗೊತ್ತಾರೆ ನಿಮಗೆ. ಶಬ್ದವೇದಿ ವಿದ್ಯೆ ಅಂದ್ರೆ ಏನು, ಶಬ್ದ ಬಂದನ್ನು ಕೇಳಿ ಹೊಡೆದ್ರೆ ಅಲ್ಲಿ ಹೋಗಿ ಬೀಳುತ್ತ. ದಸರಥ ಹೊಡೆದ್ನಲ್ಲ ಹಾಗೆ. ಈ ಮನೋಜ ವೇದಿ ಯುದ್ಧ ಒಂದು ಅಸ್ತ್ರ ಇದೆ ಅಂತ ಹೇಳ್ತಾರೆ. ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ರೆ ಅಲ್ಲಿ ಹೋಗಿ ಬೀಳುತ್ತದೆ. ಅಂತ ಶಕ್ತಿ ಇರೋ ಮಂತ್ರ ಇದೆ, ಅರ್ಜುನ ಗೊತ್ತಿತ್ತು ಬಿಟ್ಟ ಅಂತ ಹೇಳ್ತಾರೆ. ಅಂದ್ರೆ ಮನೋವೇದಿ ಶರ ಅದು ಒಂದು ಹೋಗಿ ಸೀದಾ ಅವನ ಕೈಯಲ್ಲಿ ಬಿತ್ತು ಸಂಧ್ಯಾನೆ ಮಾಡಕ್ಕೆ ಹಿಡ್ಕೊಂಡಿದ್ದಂತೆ. ಪಾಪ, ನಮ್ಗೆ ಸಂತೋಷ ಪಡಬೇಕು ನಾವು. ಅಂಥವನು ಸಂಧ್ಯಾನೆ ಮಾಡ್ತಿದ್ದ ಅಂದ ಮೇಲೆ ನಮ್ಮ ಗತಿ ಲೆಕ್ಕಾಕ್ರಿ, ಯೋಚನೆ ಮಾಡಿ. ಪರಮ ರಾಕ್ಷಸ ರುದ್ರಕ್ಷತ್ರ ಪರಮ ರಾಕ್ಷಸ, ಅವನು ಸಂಧ್ಯಾನೆ ಮಾಡ್ತಿದ್ದಂತೆ. ಅದಕ್ಕೆ ಅಷ್ಟು ದಿವಸ ಬದುಕಿದ್ದ ಅಂತ ಅರ್ಥ. ಅಷ್ಟು ದಿವಸ ಬದುಕಕ್ಕೆ ಅದೇ ಕಾರಣ, ಕೈಲಿ ಸರಿಯಾಗಿ ಕೈಲಿ ಬಿತ್ತದು ಅಂತ. ಎಂಥ ಶಕ್ತಿ ಇರಬೇಕು, ಎಂಥ ಸಾಹಸ ಇರಬೇಕು. ನಮ್ಮ ಸೆಟಲೈಟ್ ಬಿಡ್ತಾರೆ ನೋಡಿ, ಇವ್ರು ಬಿಡ್ತಾರಲ್ಲ, ಇವರು ಮಿಸೈಲ್ ಹೊಡೆದಾಗ ಕರೆಕ್ಟ್ ಆಗಿ ಬಿಡುತ್ತಾ ನೋಡಿದ್ರ, ಆ ಮಿಸೈಲ್ ಕಾನ್ಸೆಪ್ಟ್ ಇದೆ ಇದರೊಳಗೆ. ಸೀದ ಕೈಲಿ ಬಿತ್ತು ಹೋಗಿ ಅವನು ನೋಡಿದ, ಆ ಕ್ಷಣದೊಳಗೆ ಅದು ಅಸಹ್ಯ ಬಂದು ತನ್ನ ಮಗನ ತಲೆ ಅಂತ ಗೊತ್ತಾಗಲಿಲ್ಲ ಅವನಿಗೆ. ಬಿಸಾಕ್ಬಿಟ್ಟ ಕೆಳಗೆ. ಅವನ ವರ ಏನಿತ್ತು, ಯಾವನು ಕೆಳಗೆ ಬಿಡಿಸ್ತಾನೋ ತಲೆ ನೂರಾರು ಹುಳಾಗಲಿ, ಅವನೇ ಬಿಡಿಸ್ತಾ ಅವನ ತಲೆನೇ ಹೋಗಿಬಿಡುತ್ತೆ. ಕೃಷ್ಣ ಏನು ಮಾಡಿದಾಗ ಗೊತ್ತ, ವರದ ಅವರ ಅಪ್ಪನ ತಲೆನೇ ಕತ್ತರಿಸ್ತಾನೆ, ಅವ್ರ ಅಪ್ಪನ ತಲೆ ಚೂರು ಚೂರು ಮಾಡಿಸ್ತಾನೆ. ಇದೆಲ್ಲ ಯಾರಿಗೆ ಗೊತ್ತಿತ್ತು? ಕೃಷ್ಣ ಸರ್ವಜ್ಞ ಜಸರ್ವಜ್ಞ ಸರ್ವವಿತ್ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಉಪನಿಷತ್ ಪ್ರತಿಪಾದ್ಯನಾದ ಪರಬ್ರಹ್ಮ ಅಂದ್ರೆ ಸಾಕ್ಷಾತ್ ಕೃಷ್ಣ ಅನ್ನೋದಕ್ಕೆ ಸಾಕ್ಷಿ ಇದು. ರುದ್ರಕ್ಷತ್ರ ಸತ್ತೋದ, ಅವನು ಪೀಸ್ ಪೀಸ್ ಆಗಿ ಹೋದ, ಆ ಕಡೆಗೆ ಸುರಕ್ಷಿತವಾಗಿದ್ದ. ಈ ಅಸ್ತ್ರ ಸುಲಭ ಬಿಡಲಿಕ್ಕಾಗ್ತಿಲ್ಲ, ಪಾಶುಪತಾಸ್ತ್ರವನ್ನು ಉಪಯೋಗ ಮಾಡ್ಕೊತಾನೆ. ಮನೋವೇದಿ ಶರವನ್ನು ಬಿಡ್ತಾನೆ, ಅರ್ಜುನ ಗೆದ್ದು ಬಿಡ್ತಾನೆ, ಇಷ್ಟು ಮುಗಿತಲ್ಲ. ಆಮೇಲೆ ಸೂರ್ಯ ಮುಳಿದ ಏನಾಯ್ತು ಅಂತ ತಿಳ್ಕೊಂಡ್ಬಿಡಬಾರ್ದಲ್ಲ. ಚಕಾರ ತಮಸೋಲಯಂ, ಯಥಾ ಪ್ರಕಾರ ಕತ್ತಲೆ ಹೋಯಿತು, ಸೂರ್ಯ ಏನು ಮುಳುಗೇ ಇಲ್ಲ. ಹಾಗೆ ನೋಡ್ತಾ ಎಲ್ಲರೂ ಕೂಡ ಕತೆ ಮುಗಿದ್ರು. ಸೂರ್ಯ ಇದ್ದಾಗಲೇ ಕೃಷ್ಣ ಅರ್ಜುನ ಕೈಯಲ್ಲಿ ಕೊಲಿಸಿದ್ದೇನೆ ಹೊರತು ಸೂರ್ಯ ಮುಳುಗಿದ ಮೇಲಲ್ಲ. ಎಲ್ಲರೂ ನೋಡ್ತಾ ಇದ್ದಾರೆ, ಆ ಕ್ಷಣಕ್ಕೆ ಸೂರ್ಯ ಕಾಣಲೇ ಇಲ್ಲ, ಆಮೇಲೆ ಫಸ್ಟ್ ಕ್ಲಾಸ ಕಾಣ್ತಾ ಇದ್ದ. ಇದು ಯಾರು ಮಾಡಿದ್ದು? ಅರ್ಜುನ ಮಾಡಿದ್ನ? ಯಾರು ಮಾಡಿದ್ದಿದ್ದನ? ಕೃಷ್ಣನ ಪಾತ್ರ ಎಷ್ಟು ಅಮೋಘ ಅಂತ ಅರ್ಥ ಮಾಡ್ಕೊಂಡು ಬಿಟ್ರೆ ಕೃಷ್ಣಸ್ತು ಭಗವಾನ್ ಸ್ವಯಂ ಅನ್ನೋ ಮಾತ್ರ ನಮಗೆ ತಿಳಿಯುತ್ತೆ. ಇಲ್ಲಿ ಜಯದ್ರಥ ಸತ್ತ ಅಲ್ಲ, ಅರ್ಜುನ ಬದುಕಿದ, ಅದು ಬಹಳ ಮುಖ್ಯ ಇದೆ. ಅರ್ಜುನ ಬದುಕಿದ ಕಥೆ ಇದು ಒಂದು. ಅರ್ಜುನ ಸುರಕ್ಷಿತವಾಗಿ ಆ ಕೆಲಸ ಮುಗಿಸ್ತಾನೆ. ಮುಂದೆ ರಾತ್ರಿ ಏನೋ ನಡೆಯುತ್ತೆ ಆ ವಿಷಯ ಬಿಟ್ಟುಬಿಡಿ. ಮರು ದಿವಸ ದ್ರೋಣ ಪರ್ವದ ಕಥೆ ಬಂತು. ದ್ರೋಣಾಚಾರ್ಯರ ನಿಜವಾಗಲೂ ಕೂಡ ಕೊಲ್ಲೋದು ಭಾರಿ ಸಮಸ್ಯೆ ಆಯಿತು ಪಾಂಡವರಿಗೆ. ಅವ್ರ ಕಥೆನೂ ಅಂಥದ್ದೇ ಆಗಿತ್ತು. ದ್ರೋಣಾಚಾರ್ಯನ ಕೇಳ್ತಾನೆ ಧರ್ಮರಾಜ, ಸ್ವಾಮಿ ನಿಮ್ಮನ್ನ ಯಾಕೆ ಕೊಲ್ಲಬೇಕು ಅಂತ ಕೇಳಿರ್ತಾನೆ ಮೊದಲೇ. ನಿಮ್ಮನ್ನ ಯಾಕೆ ಕೊಲ್ಲಬೇಕು? ಅವ್ರು ಕೇಳ್ತಾರೆ, ನೋಡು ಧರ್ಮರಾಜ, ನಾನು ಅಸ್ತ್ರವಿದ್ಯಾ ಗುರು, ಎರಡು ಪಕ್ಷದಲ್ಲಿರೋ ನನ್ನ ಶಿಷ್ಯರೇನೆ, ಇಷ್ಟು ಜನ ಗುರುವಾದ ನಾನು ಯುದ್ಧ ಮಾಡ್ತಿರ್ಬೇಕಾದ್ರೆ ಸತ್ರು ಎಷ್ಟು ಮರ್ಯಾದೆ ಹೋಗುತ್ತೆ ಗೊತ್ತಾ ನಂದು? ಹಾಗೆ ಆ ಕೋಚ್ಗೆ ಬರೋದಿಲ್ಲ ಅಂದರೆ ಉಳಿದವ್ರ ಗತಿ ಏನಾಗಬೇಕು? ಕೋಚೆ ಹೀಗಾಗಿಬಿಟ್ರೆ ಉಳಿದವ್ರ ಗತಿ ಏನಾಗ? ಅದರಿಂದ ನಾನು ಶಸ್ತ್ರ ಬಿಟ್ಟಾಗ ನಾನು ಕೊಲ್ಲಬೇಕು. ಭೀಷ್ಮರು ಹಾಗೆ ಹೇಳಿರ್ತಾರೆ, ಶಸ್ತ್ರ ಬಿಟ್ಟಾಗ ಕೊಲ್ಲಬೇಕು. ಅರ್ಜುನ ಕೇಳಿ, ಧರ್ಮರಾಜ ಕೇಳಿರ್ತಾನೆ, ಶಸ್ತ್ರ ಯಾವಾಗ ಬಿಡ್ತೀರಿ ಅಂತ ಕೇಳ್ತಾರೆ, ಹೇಳಬೇಕಾ ಶಸ್ತ್ರ ಯಾವಾಗ ಬಿಡ್ತೀರಿ ನೀವೀಗ? ಆಗ ಅವ್ರು ಹೇಳ್ತಾರೆ, ಧರ್ಮರಾಜ, ನಾ ಶಸ್ತ್ರ ಯಾವಾಗ ಬಿಡ್ತೇನೆ ಗೊತ್ತಾ? ಅಪ್ರಿಯವಾದ ವಾರ್ತೆ ಕಿವಿ ಬಿದ್ದಾಗ ಬಿಡ್ತೇನೆ ಅಂತ ಹೇಳ್ತಾರೆ. ಅಂತ ಅತ್ಯಂತ ಅಪ್ರಿಯವಾದ ವಾರ್ತೆ ಕಿವಿಗೆ ಬಿದ್ದಾಗ ಬಿಡ್ತೇನೆ. ಧರ್ಮರಾಜ ಕೇಳ್ತಾರೆ, ಅತ್ಯಂತ ಅಪ್ರಿಯ ವಾರ್ತೆ ಯಾವುದು ನಿಮಗೆ ಅಂತ ಕೇಳ್ತಾರೆ. ಇಲ್ಲೂ ಅಲ್ಲಿಗೂ ಹೋಗ್ತಾನೆ ಮುಂದಕ್ಕೆ. ಆಗ ದ್ರೋಣಾಚಾರ್ಯ ಹೇಳ್ತಾರೆ, ಅದನ್ನೆಲ್ಲ ಬಾಯ್ಬಿಟ್ಟು ಹೇಳೋದಿಲ್ಲ ಮಹಾರಾಯ, ನೀನು ಯೋಚನೆ ಮಾಡು ಅಂತ ಹೇಳಿರ್ತಾರೆ. ನಾನು ಬಾಯ್ಬಿಟ್ಟು ಹೇಳೋದಿಲ್ಲ, ನೀನೇ ತಿಳ್ಕೊ. ಈಗ ಹಂತ ಬಂತು. ದ್ರೋಣಾಚಾರ್ಯರ ಸೇನಾಧಿಪತಿ ಐದನೇ ದಿವಸ ಮಧ್ಯಾಹ್ನ ಆಗ್ಲೇನೆ ಆವತ್ತೇ ಸರಿಯಾಗಿ ದ್ರೋಣಾಚಾರ್ಯ ಜೋರಾಗಿ ಯುದ್ಧ ಮಾಡ್ತಾ ಒಂದೊಂದು ಬಾಣದಲ್ಲಿ ಹೊಡೆದ ದೃಪದ ಹೋದ ವಿರಾಟ ಎಲ್ಲರೂ ಕೊಂದ್ಕೊಂದು ಹಾಕಿಬಿಡ್ತಾರೆ ಅವರು. ಆ ದೃಷ್ಟದ್ಯುಮ್ನ ಅವ್ರು ಜೋರಾಗಿ ಯುದ್ಧ ಮಾಡ್ತಿರ್ತಾರೆ. ಆ ಸಮಯಕ್ಕೆ ಧರ್ಮರಾಜನ ಕೈಯಲ್ಲಿ ಕೃಷ್ಣ ಹೇಳ್ತಾನೆ, ಧರ್ಮರಾಜ ನಿನಗೆ ಗೊತ್ತಲ್ಲ ಅವ್ರ ಮಾತು, ಅತ್ಯಂತ ಅಪ್ರಿಯವಾದ ವಾರ್ತೆ ಕೇಳಿದ್ರೆ ಮಾತ್ರ ಶಸ್ತ್ರ ಬಿಡ್ತಾರಂತೆ. ಅಪ್ರಿಯ ವಾರ್ತೆ ತಂದೆಗೇನಿರುತ್ತೆ? ಮಗನಿಗಿಂತ ಪ್ರಿಯ ವ್ಯಕ್ತಿ ಇರೋದಿಲ್ಲ. ಮಗನಿಗೆ ತಂದೆ ಕಂಡ್ರೆ ಆಗೋದಿಲ್ಲ, ಅದು ಆ ವಿಚಾರ ಬೇರೆ. ಮಗನಿಗೆ ತಂದೆ ಕಂಡ್ರೆ ಆಗೋದಿಲ್ಲ, ತಂದೆ ಮಾತ್ರ ಮಗನ ಬಿಟ್ಟಿರಲಿಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿ ಇರ್ತದೆ. ಸಾಮಾನ್ಯ ಜನಗಳು ದೊಡ್ಡವರಿಗಾರ ಇರ್ತದೆ, ಒಳ್ಳೆಯವರಿಗಿರ್ತದೆ, ಕೆಟ್ಟವರಿಗಿರೋದಿಲ್ಲ. ಆದ್ದರಿಂದ ಅವ್ರ ಮಗ ಸತ್ತ ಅಶ್ವತ್ಥಾಮ ಹತಃ ನಂತು ಅಂತ ಹೇಳಿದರೆ ಧರ್ಮರಾಜ ಹೇಳೋದಿಲ್ಲ ಮಾತನ್ನ, ನಾನು ಸುಳ್ಳು ಹೇಳಿದಾಗುತ್ತೆ, ಹೇಳೋದಿಲ್ಲ ಅಂತ ಧರ್ಮರಾಜನ ಆಟ. ಆ ಕ್ಷಣಕ್ಕೆ ಭೀಮಸೇನ ದೇವರು ಒಂದು ಆನೆಯನ್ನು ಕೊಲ್ತಾರೆ, ಅಶ್ವತ್ಥಾಮ ಅಂತ ಆನೆಯ ಹೆಸರು, ಅದು ಕೊಂದು ಹಾಕಿದರಂತೆ. ಆನೆಗೆಲ್ಲ ಹೆಸರಿಟ್ಟಿರ್ತಾರಂತ ಕೇಳಿದರೆ, ನಮ್ಮ ಜನ ನಾಯಿಗೆ ಹೆಸರಿಡ್ತಾರೆ, ಆನೆಗೆ ಹೆಸರಿಡಬಾರ್ದು. ಆದ್ರಿಂದ ಹೆಸರಿಟ್ಟಿದ್ರು ಪಾಪ, ಅಶ್ವತ್ಥಾಮ ಅಂತ ಹೆಸರಿಟ್ಟಿದ್ರು. ಆ ಹೆಸರು ಅಶ್ವತ್ಥಾಮ ಹತಃ ಅನ್ನೋ ಅಂತ ಹೇಳಿದ ತಕ್ಷಣ ಧರ್ಮರಾಜ ಅಲ್ಲಕ್ಕೆ ಅಂತ ಅಶ್ವತ್ಥಾಮ ಹತಃ ಕುಂಜರ ಅಂತ ಸೇರಿಸ್ತಾರೆ, ಅಲುಗು ಬಿಡದ ನೋಟ್ ಸೇರಿಸ್ತಾರೆ. ಅಷ್ಟೊತ್ತಿ ರೋಡ್ ಗಲಾಟೆ ಕೇಳಿಸ್ತಂತೆ ಮಾಡಿಬಿಡ್ತಾರೆ. ದ್ರೋಣಾಚಾರ್ಯರಿಗೆ ಆ ಯೋಚನೆ ಶುರುವಾಗುತ್ತೆ, ಇದು ಸಾಧ್ಯನಾ? ನಮಗೆಲ್ಲ ಸಂಶಯ ಇದೆ ಒಂದು. ಅಶ್ವತ್ಥಾವರು ಚಿರಂಜೀವಿಗಳು ಅಂತ ಶ್ಲೋಕ ಹೇಳ್ತಿರ್ತೇವೆ, ಅವರಪ್ಪು ಗೊತ್ತಿದ್ದಿಲ್ಲ ಶ್ಲೋಕ ಅಂತ ಕೇಳಿದರೆ, ಅವರಪ್ಪು ಗೊತ್ತಿತ್ತು. ಅದಕ್ಕೇನೆ ಅವ್ರು ಯೋಚನೆ ಮಾಡಿದರು, ನನ್ನ ಮಗ ಹೇಗೆ ಸಾಯ್ತಾನೆ, ಸಾಯೋಗಿಲ್ವಲ್ಲ ಅಂತ ಹೇಳಿ ಧರ್ಮರಾಜನ ಹತ್ರ ಹೋಗಕ್ಕೆ ಹೋಗ್ತಾರೆ. ಧರ್ಮರಾಜ ಸತ್ಯ ಹೇಳು, ನಿಜವಾಗ ನನ್ನ ಮಗ ಸತ್ರ ಅಂತ ಕೇಳೋದಕ್ಕೆ ಹೋದಾಗ ಮತ್ತೆ ಹೂ ಅಂತ ಹೇಳಕ್ಕೆ ಹೋಗ್ತಾರೆ. ತಷ್ಟ ಗಲಾಟೆ ಎಮಿಸಿ ಕೇಳಿದ್ರೆ ಅಶ್ವತ್ಥ ಮಾತ ಅಷ್ಟೇ, ಕುಂಜನ ಕೇಳಿಸ್ಬಾರ್ದು ಮಾಡಿಬಿಡ್ತಾರೆ. ಆ ಹೊತ್ತಿಗೆ ಅವ್ರು ಭಾರಿ ಡೌಟ್ ಬರುತ್ತೆ, ಏನೋ ಅರ್ಥ ಇದೆ ಇಲ್ಲಿ, ನನ್ನ ಮಗ ಹಾಗೆಲ್ಲ ಸತ್ತಿರಲಿಕ್ಕೆ ಅಂತ ಯುದ್ಧ ನಿಲ್ಲಿಸೋದಿಲ್ಲ, ಯುದ್ಧ ಮಾಡ್ತಾನೆ ಇರ್ತಾರೆ. ಆಗ ಭೀಮಸೇನ ದೇವರು ಬರ್ತಾರೆ, ರಥದ ಮುಂದೆ ನಿಲ್ಕೋತಾರೆ. ಎಂಥ ಶಕ್ತಿ ಭೀಮಸೇನ ಶಕ್ತಿ, ಯಾಕೆ ಲೆಕ್ಕ ಹಾಕಿ ರಥ ಹಿಡ್ಕೋತಾರೆ. ಹೀಗೇನೆ ಹಿಡ್ಕೊಂಡ್ಬಿಟ್ಟು ದ್ರೋಣಾಚಾರ್ಯ ಏನಂತ ತಿಳ್ಕೊಂಡಿದ್ದೀರಿ ನಮ್ಮನ್ನ ನೀವೀಗ? ನಾವು ಕ್ಷತ್ರಿಯರು, ಯುದ್ಧ ನಮ್ಮ ಕರ್ತವ್ಯ, ನಾವು ಮಾಡ್ತಾ ಇದ್ದೇವೆ, ನಮ್ಮ ಧರ್ಮ ಯುದ್ಧ ಇದು ಒಂದು. ನೀವ್ಯಾಕೆ ತಲೆ ಹಾಕಿದ್ದೀರಿ ಇದ್ರ ಮಧ್ಯೆ? ನೀವು ಬ್ರಾಹ್ಮಣರು, ಯುದ್ಧದಲ್ಲಿ ಬರಬಾರದು. ಅದು ಅಯೋಗ್ಯ ಪಕ್ಷ ಹಿಡಿತಾರೆ ಈ ಮಧ್ಯೆ, ಕೆಟ್ಟ ಪಕ್ಷ ಹಿಡಿದಿದ್ದೀರಿ, ಭಾರಿ ತಪ್ಪು ಮಾಡ್ತಾ ಇದ್ದೀರಿ. ಇದು ಧರ್ಮಕ್ಕೆ ಒಳ್ಳೆಯದಕ್ಕೆ ಕಾರಣ ಆಗೋದಿಲ್ಲ, ನನ್ನ ಮಾತು ಕೇಳಿ ನೀನು ವಾಪಸ್ ಹೋಗಿಬಿಡಿ ಅಂತ. ಈ ಕಡೆ ನಾವು ಕಳಿಸ್ತೀವಿ, ಇಲ್ಲ ಹೋದರೆ ನೀವು ಹೋಗ್ತೀರೋ ನಾವು ಕಳಿಸ್ಬೇಕು ಅಷ್ಟೇ. ನಮ್ಮ ಪ್ರಶ್ನೆ ಇಷ್ಟೇ, ನೀವು ಹೋಗಬೇಕು ಅಂತ ಹೇಳಿದ ತಕ್ಷಣ ಆಗ ದ್ರೋಣಾಚಾರ್ಯ ಜ್ಞಾನೋದಯವಾಯ್ತಂತೆ. ಅಂದರೆ ಮಧ್ವಾಚಾರ್ಯದೇ ಜ್ಞಾನ ಬರಬೇಕು ಎಲ್ರಿಗೂ ಕೂಡ, ಬೇರೆಯವರಿಂದ ಜ್ಞಾನ ಬರಲಿಕ್ಕೆ ಆಗೋದಿಲ್ಲ. ಸಯೇನಾನ್ ಬ್ರಹ್ಮ ಗಮಯತಿ, ದ್ರೋಣಾಚಾರ್ಯ ವಿದ್ಯಾ ವಾಚಸ್ಪತಿಗಳು ಗೊತ್ತವರು, ಬೃಹಸ್ಪತ್ಯಾಚಾರ್ಯರು ಅಂಥವರಿಗೆ ಜ್ಞಾನ ಕೊಟ್ಟ ಗುರುಗಳು ಅಂದರೆ ಮಧ್ವಾಚಾರ್ಯರು. ಅದಕ್ಕೆ ಭೀಮಸೇನಲ್ಲ ಭೀಮಾಚಾರ್ಯರು ಅಂತವರ ಹೆಸರು. ಭೀಮಸೇನಾಚಾರ್ಯರು ಸಾಕ್ಷಾತ್ ಭೀಮಸೇನ ದೇವರೇ. ಆ ಮಾತು ಕೇಳಿದ ತಕ್ಷಣ ವೈರಾಗ್ಯ ಬಂದುಬಿಡ್ತಾರೆ. ಆ ಕ್ಷಣಕ್ಕೆ ಪದ್ಮಾಸನ ಕೊಡ್ತಾರೆ, ಧ್ಯಾನ ಮಾಡ್ತಾ ಕೂತು ಬಿಡ್ತಾರೆ, ದಯವಿಟ್ಟು ಹೊರಟುಬಿಟ್ರು. ಅದು ವೈರಾಗ್ಯ ಹುಟ್ಟಿಸಿದ್ದು ಯಾರು ಅಂದರೆ ಭೀಮಸೇನ ದೇವರು. ಭೀಮಸೇನ ದೇವರ ಮಾತು ಕೇಳಿದರೆ, ಸ್ವರಮೂಲ ಓದಿದರೆ ಎಂಥವರು ವೈರಾಗ್ಯ ಬರ್ತದೆ ಅಂತ ಅರ್ಥ. ನಮಗೆ ಅದ್ರ ಮೇಲೆ ವೈರಾಗ್ಯ ಬಂದುಬಿಟ್ಟಿದೆಯಲ್ಲ, ಅದು ಪ್ರಾಬ್ಲಮ್ ಆಗಿರೋದು. ಅದ್ರ ಮೇಲೆ ಭಾರಿ ವೈರಾಗ್ಯ ಆದ್ದರಿಂದ ಯಾರಿಗೂ ವೈರಾಗ್ಯನೇ ಬರೋದಿಲ್ಲ. ಅಂಥ ಮಾತು ಕೇಳಿಸಿ ಈದ ಹಾರಿ ಹೊರಟೇ ಬಿಟ್ಟರೆ, ದೇಹ ಬಿಟ್ಟೇ ಬಿಡ್ತಾರಾಗಲೇ ಅವ್ರು ಹೋಗಿದ್ದನ್ನ ಪಾಂಡವರೆಲ್ಲ ನೋಡ್ತಾರೆ. ಕೃಷ್ಣ ನೋಡಿದವರು ಯಾರು ಹೋಗೋದಿಲ್ಲ, ಕೃಷ್ಣ ನೋಡ್ತಾನೆ. ಅಶ್ವತ್ಥಾಮರು ಮಾತ್ರ ಕೃಪಾಚಾರ್ಯ ಗೊತ್ತಾಗ್ತದೆ. ಆ ಕ್ಷಣಕ್ಕೆ ಧೃಷ್ಟದ್ಯುಮ್ನ ಬಂದು ಅವರ ಡೆಡ್ ಬಾಡಿನ ತಲೆ ಕತ್ತರಿಸ್ತಾನಷ್ಟೇ. ನಿಜವಾಗಲೂ ದ್ರೋಣಾಚಾರ್ಯ ಬದುಕಿದ ಕೊಂದಿದ್ದಲ್ಲ, ಅವರ ದೇಹ ಬಿಟ್ಟಮೇಲೆ ಕೊಂದಿತ್ತು. ಜನಕ್ಕೆ ಮಾತ್ರ ಗೊತ್ತಾಗಲಿಲ್ಲ, ಅದು ಯಾಕೆಂದ್ರೆ ದೊಡ್ಡ ಗಲಾಟೆ ಅದು. ಅವರು ಆ ಗಲಾಟೆಯಲ್ಲಿ ದ್ರೋಣಾಚಾರ್ಯ ಬದುಕಿದ್ದಾಗಲೇ ಕೊಂದ ಜನ ತಿಳ್ಕೊಂಡ್ಬಿಟ್ರು ಅಷ್ಟೇನೆ. ಮುಂದೆ ಅಶ್ವತ್ಥಾಮರಿಗೆ ಗೊತ್ತಾಯಿತು, ಯುದ್ಧಕ್ಕೆ ಬರ್ತಾರೆ ಅವ್ರು ಬಿಡೋದಿಲ್ಲ. ಬಂದು ಯೋಚನೆ ಮಾಡ್ತಾರೆ, ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಆ ಅಸ್ತ್ರ ಅಂದರೆ ಅಪ್ಪ ತಿಳ್ಕೊಂಡಿರ್ಬೇಕು ನಾವು. ಆ ನಾರಾಯಣಾಸ್ತ್ರಕ್ಕೆ ಮಂತ್ರ ಯಾವುದು ಗೊತ್ತಾ? ಗಾಯತ್ರಿ ತತ್ರ ಮಂತ್ರೋಸೌ ಆಚಾರ್ಯರು. ಗಾಯತ್ರಿ ಮಂತ್ರ ನಾರಾಯಣಾಸ್ತ್ರ ಅಂತ ಹೇಳ್ತಾರೆ. ಸಂಧ್ಯಾನ್ಯ ಮಾಡೋರು ಎಷ್ಟು ದೊಡ್ಡ ಸಂದೇಶ ಗೊತ್ತಾ ಇದು. ನಮಗೆ ಅಂತಿಂಥ ಅಸ್ತ್ರ ಕೊಟ್ಟಿಲ್ಲ ಅಂತ ಗೋಳಾಡಬೇಡ್ರಿ, ನಾರಾಯಣಾಸ್ತ್ರ ನಮ್ಮ ಕೈಲಿದೆ ಅಂತ ಹೇಳ್ತಾರೆ. ಸರಿಯಾಗಿ ಯಾರು ಸಂಧ್ಯಾವನ್ನೇ ಮಾಡ್ತಾರೋ ಅವ್ರ ಕೈಲಿ ಯಾವುದಿದೆ ಗೊತ್ತಾ? ನಾರಾಯಣಾಸ್ತ್ರ ಇದೆ ಅಂತ ಹೇಳ್ತಾರೆ ಆಚಾರ್ಯರು. ನಮ್ಗೆ ಗೊತ್ತೇ ಇಲ್ಲ ಇದೆಲ್ಲ ಕೂಡ. ಬ್ರಹ್ಮಾಸ್ತ್ರ ಅಂದ್ರೂ ಸಂಧ್ಯಾ ಗಾಯತ್ರಿ ಮಂತ್ರ, ಬ್ರಹ್ಮಶ್ವರಾಸ್ತ್ರ ಗಾಯತ್ರಿ ಮಂತ್ರ, ನಾರಾಯಣಾಸ್ತ್ರ ಗಾಯತ್ರಿ ಮಂತ್ರ. ಅಂದರೆ ಗಾಯತ್ರಿ ಮಂತ್ರ ಪ್ರತಿನಿತ್ಯ ಹೇಳೋದು ಅಂದ್ರೆ ಒಂದೇ ಶಾಪಾನುಗ್ರಹ ಶಕ್ತಿ ಕೊಡ್ತಾನೆ ದೇವರು ಅಂತ ಹೇಳ್ತಾರೆ. ಸರಿಯಾಗಿ ಗಾಯತ್ರಿ ಮಂತ್ರ ಜಪ ಮಾಡ್ತಿದ್ರೆ ನಿಮ್ಮ ಕೈಯಲ್ಲಿ ಇಡೀ ಜಗತ್ತಿದ್ದಾಗ ಲೆಕ್ಕ, ಅಷ್ಟು ಶಕ್ತಿ ಕೊಡ್ತಕ್ಕಂಥ ಮಂತ್ರ. ಸರಿಯಾಗಿ ಜಪ ಮಾಡಬೇಕು. ನಾರಾಯಣ ದೇವರು ಯಾರು ಸೂರ್ಯ ದೇವರು ತಿಳ್ಕೋಬಾರ್ದು. ಮತ್ತೆ ಅದಕ್ಕೆ ದೇಹ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಅಂತ ತಿಳ್ಕೋಬೇಕು. ಭಾರತೀಯ ಮುಖ್ಯ ಪ್ರಾಣಾಂತರ್ಗಾರ ಅಂತ ಹೇಳಬೇಕು. ಸರಿಯಾದ ಕ್ರಮದಲ್ಲಿ ಜಪ ಮಾಡಬೇಕು. ಒಂದೊಂದು ಜಪಕ್ಕಂತ ಸಿದ್ಧಿ ಕೊಡ್ತಾನೆ ಭಗವಂತ. ಅದನ್ನು ತಿಳ್ಕೊಳ್ಳೋದಕ್ಕೆ ಭಾಗ ಕೇಳಿರ್ಬೇಕು ನಾವು. ನಾರಾಯಣಾಸ್ತ್ರ ಮಂತ್ರ ಬಂತು, ಪ್ರತ್ಯಸ್ತ್ರನೇ ಇಲ್ಲ ಅದಕ್ಕೆ. ಅದಕ್ಕೆ ಬ್ರಾಹ್ಮಣ ವಿರುದ್ಧಕ್ಕೆ ಯಾರಿಗೂ ಆಗೋದಿಲ್ಲ. ಯಾಕೆ ಗೊತ್ತಾ? ಗಾಯತ್ರಿ ಮಂತ್ರ ತಿಳಿದವರು ಬ್ರಾಹ್ಮಣರು ಬರೀ 4% ಇಂಡಿಯಾದೊಳಗಿರೋದು, ಬರೀ 4%. ಎಲ್ಲಿ ತೊಗೊಂಡು ಅವರೇ ಇರ್ತಾರೆ ಮೇಲೆ ಹೋಗಿಬಿಟ್ರೆ. ಎಲ್ಲಿ ತೊಗೊಂಡು 4% ಅವರೇ ಇರ್ತಾರೆ. ಆ 4% 1% ಮತ್ತೆ 1.00 ಸಮಥಿಂಗ್ ಅಷ್ಟೇ ಕರೆ ಬ್ರಾಹ್ಮಣರು ಇರೋದು, ಉಳಿದವರೆಲ್ಲ ಮಿಕ್ಸೆಡ್. ಅಂಥವ್ರಿಗೆ ಶಕ್ತಿ ಇರಬೇಕಾದ್ರೆ ನಿಜವಾದ ಬ್ರಾಹ್ಮಣ ಹೇಗಿರ್ಬೋದು ಲೆಕ್ಕ ಹಾಕಿ. ಅದಕ್ಕೆ ಗಾಯತ್ರಿ ಮಂತ್ರ ನಾರಾಯಣಾಸ್ತ್ರ ಅಂತ ನೆನಪಿರಬೇಕು ನಮಗೆ. ಆ ಕ್ಷಣಕ್ಕೆ ಎಲ್ಲರೂ ಕೂಡ ಗಾಬರಿ ಆಗಿಬಿಡ್ತಾರೆ. ಎಲ್ಲ ಸುಟ್ ಸುಟ್ ಬ್ಲಾಸ್ಟ್ ಆಗಿಬಿಡ್ತಿದ್ದಾರೆ. 9 ಶತ್ರು 10 ಶತ್ರು ಅಲ್ಲ, 100 ಮರಣ 1000 ಮರಣ ಅಲ್ಲ, ಎದುರಿಗಿದ್ದವ್ರು ಹೋದ್ರು ಅಂತಾನೆ ಅರ್ಥ. ಸರ್ರಂತ ಬರ್ತಾ ಇದೆ ಆ ಕಡೆಗೆ. ಧರ್ಮರಾಜ ನೋಡ್ತಾನೆ, ಕೃಷ್ಣ ಮುಂದೆ ನಿಂತ್ಕೋತಾನೆ, ಕೃಷ್ಣ ನಾನು ಸೋತೆ ಇನ್ನ, ನನ್ನ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ದುರ್ಯೋಧನ ಯುದ್ಧ ಮಾಡ್ತಿದ್ದಾರೆ ನಮ್ಮ ಮೇಲೆ. ಎಂತೆಂಥ ಅಸ್ತ್ರ ಇಟ್ಕೊಂಡಿದ್ದಾರೆ ಇವರ ಮೇಲೆ. ಪ್ರತ್ಯಸ್ತ್ರ ನಮ್ಮಲ್ಲಿ ಯಾರೂ ಇಲ್ಲ ಇದ್ರ ಬಗ್ಗೆ. ಏನು ಮಾಡೋಗಿಲ್ಲ ಇನ್ನ. ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೇನೆ, ಎಲ್ಲ ನಿಮ್ಮ ಊರಿಗೆ ಹೋಗ್ಬಿಡಿ ಅಂತೇಳಿ. ಎಲ್ಲ ಊರಿಗೆ ಹೋಗ್ಬಿಡಿ ಸಾಕು, ನೀವೆಲ್ಲ ಕೂಡ ನಾನು ನಮ್ಮ ತಮ್ಮದ್ರ ಸತ್ತು ಹೋಗ್ತೇವೆ, ಏನು ಮಾಡೋಗಿಲ್ಲ. ಇನ್ನು ನಮಗೆ ಗೆಲುವು ಬರೋದಿಲ್ಲ ಅಂತ ಹತಾಶನಾಗಿ ಬಿಡ್ತಾನೆ. ಕೃಷ್ಣ ಏನು ಗತಿ ಅಂತ ಕೇಳ್ತಾನೆ. ಕೃಷ್ಣ ಹೇಳ್ತಾನೆ, ಯಾಕೆ ಕೃಷ್ಣ ಯಾವ ಹರಿ ಅಂದರೆ ನೋ ಹರಿ ಅಂತ ಭಗವಂತ ಹೇಳೋದು. ಹರಿ ಅಂತ ಅಷ್ಟೇ, ಡೋಂಟ್ ವರಿ, ದೇವರು ಹೇಳೋದು ಅಷ್ಟೇ. ಯೋಚನೆ ಮಾಡಬೇಡ ಧರ್ಮರಾಜ, ಬಹಳ ಸರಳವಾದ ಪರಿಹಾರ ಅಂತ ಹೇಳಿಬಿಡ್ತಾರೆ. ಸರಳ ಪರಿಹಾರ ಏನು ಪರಿಹಾರ? ನಮಧ್ವಮಸ್ತ್ರಸ್ಯ ತಥೋ ವಿಮೋಕ್ಷತ. ನಮಸ್ಕಾರ ಮಾಡದೇ ಬಿಟ್ಟು ಬಿಡುತ್ತೆ ಅಷ್ಟೇ, ಸರಳವಾದ ಉತ್ತರ ಅದು. ನಮಸ್ಕಾರ ಮಾಡದೇ ಬಿಟ್ಟು ಬಿಡುತ್ತೆ ಅಷ್ಟೇ. ಆ ಮಾತು ಕೇಳಿದ ತಕ್ಷಣ ಎರಡು ದಬ ದಬ ನಮಸ್ಕಾರ ಮಾಡಿಬಿಡ್ತಾರೆ ರೆಡಿ ಅಂತೆ. ಇದು ಕಾಂಪಿಟೇಷನ್ ಇದ್ದ ಹಾಗೆ. ವೃದ್ಧರು ಅಶಕ್ತರು ಏಕಾಶಿ ಮಾಡಬೇಕಾಗಿಲ್ಲ ಅಂತ ಹೇಳಿದ ತಕ್ಷಣ ಎರಡೂ ಅಶಕ್ತರಾಗಿ ಬಿಡ್ತಾರಲ್ಲ ಅಂತ. ಎಲ್ಲರೂ ಸಾಕಾಗಿ ಎರಗಿದ್ದೇ ಎರಗಿದ್ದೇನೆ, ಸಾಲು ಸಾಲು ಮೇಲೆ ಮಲಗಿ ಬಿಡ್ತಾರೆ. ಆಗ ಭೀಮಸೇನ ದೇವರು ಹೇಳುತ್ತಾರೆ, ಏನಿದು ಅನ್ಯಾಯ? ಘೋಷಣೆ ಮಾಡ್ತಾರೆ, ಕೃಷ್ಣ ಹೇಳಿದ್ದಾರೆ, ಮಾತನ್ನು ಅರ್ಥ ಮಾಡಿಕೊಂಡಲ್ಲಿ ಯಾರು ಕೂಡ ನೀವೀಗ. ಇದು ಯುದ್ಧ ರಂಗ, ಪ್ರಾಣ ಉಳಿಸ್ಕೊಳ್ಳೋ ಯೋಚನೆ ಮಾಡಬೇಡಿ, ಧರ್ಮ ಉಳಿಸ್ಕೊಳ್ಳೋ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಪ್ರಾಣಕ್ಕಿಂತ ಧರ್ಮ ದೊಡ್ಡದು. ಇವತ್ತು ಓಡಿ ಹೋಗ್ಬೋದು, ನಾಳೆ ಸತ್ಯ ಸಾಯ್ತೀರಿ, ನೆನಪಿರಲಿ. ಎಲ್ಲಿ ಓಡೋದ್ರೂ ಸಾವು ತಪ್ಪೋದಿಲ್ಲ, ಆದರೆ ಧರ್ಮ ಮಾತ್ರ ನಮ್ಮ ಹಿಂದೆ ಬರುತ್ತೆ, ನೆನಪಿರಬೇಕು. ಈಗ ಸಾಯೋದು ದೊಡ್ಡ ಪುಣ್ಯಕರವಾದ ಕೆಲಸ. ನಾರಾಯಣಾಸ್ತ್ರ ಸಾಯೋದು ಅಂದ್ರೆ ಅದಕ್ಕಿಂತ ಪುಣ್ಯ ಇಲ್ಲ. ಶಸ್ತ್ರ ಕೆಳಗಾಗಿ ಪಾಪ ಕಟ್ಕೋಬೇಡಿ, ಬಿಡಿಬೇಡಿ ಬಿಡಿಬೇಡಿ ಅಂತ ಹೇಳ್ತಿದ್ದಾರೆ. ಎರಡು ತಮಾಷೆ, ನಮಸ್ಕಾರ ಮಾಡಿದ ಅಸ್ತ ಬಿಡುತ್ತೆ, ಕೃಷ್ಣ ಹೇಳ್ತಾ ಇದ್ದಾನೆ ಸರ್ವೋತ್ತಮ. ಇವರು ಹೇಳ್ತಾ ಇದ್ದಾರೆ ನಮಸ್ಕಾರ ಮಾಡಬೇಡಿ, ಪ್ರಾಣ ಉಳಿಸ್ಕೋಬೇಡಿ ಅಂತ ಹೇಳ್ತಾರೆ. ನೋಡೋದು ಗಲಾಟೆ ಕಂಡೆ ಕಾಣುತ್ತೀವಿ, ಪರಿವಾರಗಳ ಮಧ್ಯೆ ಗಲಾಟೆ ಇದ್ದಾಗ. ನಿಜವಾಗ್ಲೂ ಹಾಗಲ್ಲ, ಆ ಕ್ಷಣಕ್ಕೆ ಅರ್ಜುನನು ಕೆಳಗೆ ಹಾಕಿಬಿಡ್ತಾನೆ ಬಾಣ ಧನಸ್ಥಾನ ಕೆಳಗಿಟ್ಬಿಟ್ಟನಂತೆ. ಭೀಮಸೇನ ಹೇಳ್ತಾರೆ, ಅರ್ಜುನ ಏನು ಕೆಲಸ ಮಾಡ್ತಾ ಇದ್ದೀನಿ ನೀನು, ಎಂಥ ಮಹಾವೀರ, ಹೆಸರು ಕೆಡಿಸ್ಕೋತೀಯ ನೀನೀಗ, ಕೆಡಿಸ್ಕೋಬೇಡ, ಕೆಳಗಿಡಬೇಡ ಅಸ್ತ್ರನ, ಧರ್ಮ ಪಾಲಿಸು, ಕೆಳಗಿಡಬೇಡ ಅಂತ ಹೇಳ್ತಾನೆ. ಅರ್ಜುನ ಹೇಳ್ತಾನೆ, ಇಲ್ಲ ಅಣ್ಣ, ನಾವು ರಥ ಮಾಡಿದ್ದೇನೆ, ನಾನು ಬ್ರಾಹ್ಮಣ ವಿರುದ್ಧ, ನಾರಾಯಣಾಸ್ತ್ರದ ವಿರುದ್ಧ, ಗೋಗಳ ವಿರುದ್ಧ ನಾನು ಹೋಗೋದಿಲ್ಲ ಅಂತ ಕೆಳಗಿಟ್ಟೇ ಬಿಟ್ಟನು. ಇಡದೇ ಇದ್ದದ್ದು ಭೀಮಸೇನ ಒಂದು ಎಲ್ಲ ಕೆಳಗಿಟ್ಬಿಡ್ತಾರೆ. ಈ ಮಧ್ಯೆ ನಮಗೇನಿಸುತ್ತಾಗ, ಕೃಷ್ಣನ ಮಾತನ್ನು ಕೇಳದೆ ಹೋಗಿದ್ದು ಭೀಮಸೇನ ಒಂದೇ ಅಂತ ಅನಿಸಿಬಿಡುತ್ತೆ. ಅಲ್ಲ, ಕೃಷ್ಣನ ಮಾತನ್ನು ಅರ್ಥ ಮಾಡಿಕೊಂಡಿದ್ದು ಭೀಮಸೇನ ಒಂದೇ. ಕೃಷ್ಣ ಹೇಳಿದ್ದೇನು, ಬರೀ ನಮಸ್ಕಾರ ಮಾಡಿ ಅಂತ ಕೃಷ್ಣ ಹೇಳಿದ್ರೆ ಭೀಮಸೇನ ಮೊದಲು ನಮಸ್ಕಾರ ಮಾಡ್ತಿದ್ರು, ಬರೀ ನಮಸ್ಕಾರ ಮಾಡಿ ಅಂತ ಹೇಳಿಲ್ಲ, ಪ್ರಾಣ ಉಳಿಸ್ಕೋಬೇಕಾದ್ರೆ ನಮಸ್ಕಾರ ಮಾಡಿ ಅಂತ ಹೇಳಿದ್ದ. ನಮಧ್ವಮಸ್ತ್ರಸ್ಯ ತಥೋ ವಿಮೋಕ್ಷತ, ಮಣ್ತಿಂತಿ ಹಾಳುಬಾವಿಯಲ್ಲಿ ಬೀಳು ಅಂತಾರಲ್ಲ, ಹಾಕಿ ನಿಮ್ಮ ಹಾಳುಬಾವಿ ಅಲ್ಲಿ ಮಾಡ್ತೀವಿ, ಹಾಳುಬಾವಿಯಲ್ಲಿ ಬೀಳು, ಮಾಡಬೇಡ ಅಂತ ಅರ್ಥ ಅದಕ್ಕೆ. ನಾರಾಯಣಾಸ್ತ್ರ ನಮಸ್ಕಾರ ಮಾಡಿ ಅಂತ ಕೃಷ್ಣ ಹೇಳಲಿಲ್ಲ, ಪ್ರಾಣ ಬೇಕು ಅಂದ್ರೆ ಮಾಡಿ ಅಷ್ಟೇ, ಪ್ರಾಣ ಕೇಳಬಾರ್ದು ಯುದ್ಧದೊಳಗೆ, ಗೆಲುವು ಕೇಳಬೇಕು, ಇಲ್ಲ ಗೆಲುವು, ನಾವು ಧರ್ಮದಿಂದ ಸಾಯ್ಬೇಕು. ಕೃಷ್ಣನ ಮಾತಮಿಗೆ ಅರ್ಥವಾಗಿಲ್ಲ, ಕೃಷ್ಣ ಹೇಳಿದ ಪ್ರಾಣ ಉಳಿಸ್ಕೊಳ್ಳಿ ಅಂತಲ್ಲ, ಪ್ರಾಣ ಉಳಿಸ್ಕೊಳ್ಳೋದಾದ್ರೆ ನಮಸ್ಕಾರ ಮಾಡಿ ಅಂತ ಅರ್ಥ. ಕೃಷ್ಣನ ಮಾತಿಗೂ ಇವ್ರ ಮಾತಿಗೂ ವಿರೋಧನೇ ಇಲ್ಲ, ನಿಂತಿದ್ದಾರೆ. ಆ ಸಮಯಕ್ಕೆ ಅವ್ರ ಮೇಲೆ ವಿದ್ಯೆ ಬಿಡ್ತಂತ ಅಸ್ತ್ರ ಜೋರಾಗಿ ಉರಿತಾ ಇದೆ. ಅರ್ಜುನ ವಾರಣಾಸ್ತ್ರ ಪ್ರಯೋಗ ಮಾಡಿದನಂತೆ, ಏನು ಕೆಲಸಕ್ಕೆ ಬರೋದಿಲ್ಲ ಅದು, ಒಳಗೆ ಹೊಟ್ಟೆ ಉರಿತಿರ್ಬೇಕಾದ್ರೆ ಒಳಗೆ ನೀ ಹೊರಗಿನ ಏನು ಉಪಯೋಗ. ಅರ್ಜುನ ಗೊತ್ತದು ತನ್ನ ಕರ್ತವ್ಯ ಅಂತ ಮಾಡಿಬಿಡ್ತಾನೆ. ಯಾರು ಭೀಮನ್ ಕಂಟ್ರೋಲ್ ಮಾಡ್ಬೇಕು ಲೆಕ್ಕ ಹಾಕಿ? ಕೃಷ್ಣ ತಾನು ಬರ್ತಾನೆ, ರಥ ಇರ್ತಾನೆ, ಭೀಮಸ ರಥವನ್ನ ಅನಾಮತ್ತಿ ಎತ್ತು ಕೃಷ್ಣ ಭೀಮಸನ್ನು ಕೆಳಗಿಟ್ಟುಬಿಡ್ತಾನೆ. ಜಗತ್ತಲ್ಲಿ ಯೋಚನೆ ಮಾಡಿದ್ದೀರಾ, ಭೀಮನ್ನ ಅನಾಮತ್ತಿ ಎತ್ತಬೇಕಾದ್ರೆ ಕೃಷ್ಣನ ಹೊರತು ಯಾರ್ಯಾರಿಗೂ ಸಾಧ್ಯ ಇಲ್ಲ. ಭೀಮ ಯಾರನ್ನು ಬೇಕಾದ್ರೆ ಎತ್ತಾನೆ, ಆದ್ರೆ ಭೀಮನ್ನ ಎತ್ತಬಲ್ಲ ಧೀರ ಅಂದ್ರೆ ಕೃಷ್ಣ ಸಾಕ್ಷಾತ್ ಭಗವಂತ ಮಾತ್ರ. ಆವಕಚ್ಚಪ ರೂಪದಿಂದ ಲಂಡೋದಕದಿ ಭೋವಿ ಧರಿಸಿಯ ಶೇಷ ಮೂರುತಿಯ, ಕೂರ ರೂಪದಿಂದ ವಾಯುದೇವರು ಶೇಷದೇವರನ್ನು ಹೊತ್ತಿದ್ರೆ, ವಾಯುದೇವರನ್ನು ಹೊತ್ತಿರೋ ಸಾಕ್ಷಾತ್ ಭಗವಂತ, ವಿಷ್ಣು ಕೂರ್ಮನಾಗಿ ಹೊತ್ತಿದ್ದಾನೆ ಭಗವಂತ, ಅನಾಮತ್ ಕೆಳಗಿಡಿಸಿದರೆ. ಇಲ್ಲಿ ಕೃಷ್ಣನ ಪಾತ್ರ ನೋಡಬೇಕು, ಭೀಮಸೇನ ಎಷ್ಟು ಗ್ರೇಟ್ ಅಂತ ಕೃಷ್ಣ ತೋರಿಸಿಕೊಡ್ತಾನೆ ಜಗತ್ತಿಗೆ. ಭೀಮಸೇನ ತಪ್ಪಾಡ್ತಿ ಅಂತ ಕೃಷ್ಣ ಹೇಳೋದೇ ಇಲ್ಲ, ತಪ್ಪಾಡ್ತಿ ಅಂತ ಹೇಳೋದೇ ಇಲ್ಲ, ಕೆಳಗಿಳಿಸ್ಬಿಡ್ತಾನೆ, ಮುಗಿದೋಯ್ತಷ್ಟೇ, ಅಸ್ತ್ರ ಶಾಂತ ಹೋಗಿಬಿಡುತ್ತೆ. ಆ ಕಡೆ ಇಲ್ಲಿ ಪ್ರಶ್ನೆ, ಇಡೀ ಮಹಾಭಾರತ ಓದಿ, ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಮತ್ತು ಕುಂತಿ, ಇಷ್ಟೂ ಜನಗಳನ್ನು ಭೀಮ ಅರಗಿನ ಮನೆಯಿಂದ ತಾವು ಒಬ್ಬನೇ ಎತ್ಕೊಂಡು ಹೋಗಿರ್ತಾನೆ ನೆನಪಿರಬೇಕು. ಅರ್ಜುನ, ಧರ್ಮರಾಜ ಎಲ್ಲರನ್ನೂ ಕೂಡ ಭೀಮಸೇನ ಒಬ್ಬನೇ ಎತ್ಕೊಂಡು ಅರಗಿನ ಮನೆಯಿಂದ ವಿನಿಂಬನಾಸನ ಕಾಡಿಗೆ ಹೋಗಿರ್ತಾರೆ, ಗೊತ್ತಿದೆ, ನೆನಪಿದೆಯಲ್ಲ. ಅರ್ಜುನನ ಹೊತ್ತ ಅಂದರೆ ಇಂದ್ರದೇವನ ಹೊತ್ತಾಗೆ, ಧರ್ಮರಾಜನ ಹೊತ್ತರೆ ಯಮದೇವನ ಹೊತ್ತಾಗೆ, ನಕದೇವರ ಹೊತ್ತರೆ ಅಶ್ವಿನಿದೇವರು ಹೊತ್ತಾಗ ಲೆಕ್ಕ, ಅದು ಇಂದ್ರಾದಿ ದೇವತೆಗಳನ್ನು ವಾಯುದೇವರು ಹೊರತಾರೆ ಅಂತ ಅಲ್ಲಿ ಗೊತ್ತಾಯಿತು. ಅಂತ ಭೀಮನ್ ಎಲ್ಲರೂ ಸೇರಿ ಹೊತ್ತಿರಲಿಲ್ಲ, ಮತ್ತೆ ಯಾರೂ ಕೂಡ ಎಲ್ಲರೂ ಸೇರಿ ಹೊತ್ತಿರಲಿಲ್ಲ, ಕೃಷ್ಣ ಮಾತ್ರ ಹೊತ್ತಿದ್ದಾನೆ ಅಂದ ಮೇಲೆ ಸರ್ವೋತ್ತಮ ಅಂತ ಆಯ್ತಾರೆ. ಭೀಮ ಜೀವೋತ್ತಮ, ಕೃಷ್ಣ ಸರ್ವೋತ್ತಮ ಅಂತ ಗೊತ್ತಾಗಲಿ ಯುದ್ಧ ಪರ್ವ ಓದಬೇಕು. ಯುದ್ಧ ಪರ್ವದಲ್ಲಿ ಕೃಷ್ಣನ ರೋಲ್ ಅಂದರೆ ಭೀಮಸೆ ಅನಾಮತ್ತು ಕೆತ್ತಿ ಎತ್ತಿ ಕೆಳಗಿಳಿಸಿದಂಥ ರೋಲ್ ಅದು. ಅಸ್ತ್ರ ಹೊರಟೋಯಿತು, ತಾನೇ ನಾರಾಯಣ, ತಾನೇ ನಾರಾಯಣ, ನಾರಾಯಣ ಅಸ್ತ್ರದಿಂದ ಭೀಮಸೇನ ಏನೂ ಆಗಲಿಲ್ಲ ತೋರಿಸಿಬಿಟ್ಟು ಕೃಷ್ಣ ಹಿರಿಮೆಯನ್ನು ತೋರಿಸಿದ ಭೀಮಸೇನ ದೇವರಿಗೆ, ಯುದ್ಧ ಮುಗಿದೋಯ್ತು. ಆಮೇಲೆ ಒಂದು ಭಾಂಗ ಬಂತು, ಅಶ್ವತ್ಥಾಮರ ಅಸ್ತ್ರ ನೋಡಿ ದುರ್ಯೋಧನೆ ಭಾರಿ ಖುಷಿಯಾಗಿಬಿಟ್ಟಿತ್ತು. ಎಂಥ ಟೆನ್ಷನ್ ಕ್ರಿಯೇಟ್ ಮಾಡಿದ್ರು ಅಶ್ವತ್ಥಾಮರು ಪಾಂಡವರಿಗೆ ಅಂದರೆ ಭಾರಿ ಖುಷಿಯಾಯಿತು ದುರ್ಯೋಧನನಿಗೆ. ಅಶ್ವತ್ಥಾಮರ ಹತ್ರ ಬರ್ತಾನೆ, ಅಶ್ವತ್ಥಾಮರೇ ಎಂಥ ಅದ್ಭುತ ಅಸ್ತ್ರ ಬಿಟ್ಟ್ರಿ, ನಿಮ್ಮಪ್ಪ ಕೂಡ ಬಿಟ್ಟಿದ್ದಿಲ್ಲ ಇಂಥ ಅಸ್ತ್ರನ, ನಿಮ್ಮ ಅಪ್ಪನೂ ಬಿಟ್ಟಿದ್ದರೆ ಯಾರೂ ಬಿಟ್ಟಿದ್ದಿಲ್ಲ, ದಯವಿಟ್ಟು ಇನ್ನೊಮ್ಮೆ ಬಿಡಿ ಅಂತ ಕೇಳ್ತಾ, ಅದೇ ಅದು ಇನ್ನೊಮ್ಮೆ ಬಿಟ್ಟುಬಿಡಿ ಅಂತ ಕೇಳಿದ್ದೆ. ಬೈತಾರೆ, ನೀವು ಬುದ್ಧಿ ಇಲ್ಲ ಅಂತ ಅದಕ್ಕೆ ಕರೆಯೋದು ಅಂತ ಹೇಳ್ತಾರೋ, ನೀವು ಬುದ್ಧಿ ಇಲ್ಲ ಅಂತ ಅದಕ್ಕೆ ಕರೆಯೋದು ಯಾತಕ್ಕೆ? ಅಸ್ತ್ರಂ ದುರ್ನೋಪಪದ್ಯತೆ, ಇಂಥ ಅಸ್ತ್ರ ಎರಡನೇ ಸತಿ ಬಿಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಇವತ್ತು ಪರೀಕ್ಷೆ ಚೆನ್ನಾಗಿ ಮಾಡಲಿಲ್ಲ ಅಂತ ಹುಡುಗ, ನಾಳೆ ಬೆಳಿಗ್ಗೆ ಮತ್ತೆ ಹೋಗು ಅಂತ ಕೇಳಿದರೆ, ನಾಳೆ ಅದೇ ಪರೀಕ್ಷೆ ನಾಳೆ ಬೆಳಿಗ್ಗೆ ಮಾಡ್ತಾರೆ, ಮತ್ತೆ ಸೆಪ್ಟೆಂಬರ್ವರೆಗೆ ಕಾಯ್ಬೇಕು, ಹಾಗೆಲ್ಲ ಹೋಗ್ಲಿಕ್ಕೆ ಬರೋದಿಲ್ಲ, ಈ ಯುದ್ಧದಲ್ಲಿ ಬಿಡಲಿಕ್ಕೆ ಬರೋದಿಲ್ಲ ಅದ್ರ ಅಂತ ಹೇಳ್ತಾರೆ. ಆಗ ದುರ್ಯೋಧನ ದಡ್ಡ ಅನ್ಸ್ಕೊಂಡು ಸುಮ್ಮನೆ ಆಗ್ತಾನೆ. ಅಶ್ವತ್ಥವರು ಯೋಚನೆ ಮಾಡ್ತಾರೆ, ಆಗ್ನೇಯಾಸ್ತ್ರವನ್ನು ತಗೊಳ್ತಾರೆ. ಈ ಸಲ ಆಗ್ನೇಯಾಸ್ತ್ರ ತಗೊಂಡ್ಬಿಟ್ಟು ಅದಕ್ಕೆ ಪ್ರತಿ ಇಲ್ಲ, ವಿಚಿತ್ರ ಪರಶುರಾಮ ದೇವರೇ ಅದು ಮುಖ್ಯ ದೇವತೆಗಳು, ಅದನ್ನು ತಗೊಂಡು ಪಾಂಡವರು ಬಿಟ್ಟುಬಿಡ್ತಾನೆ. ಎಲ್ಲಿ ಬಿಟ್ಟ ಗೊತ್ತಾ? ಕೃಷ್ಣ, ಅರ್ಜುನ, ಭೀಮ ಮೂರು ಜನ ಜಾಗಲಿ ಬಿಟ್ಟುಬಿಟ್ಟು. ಅಸ್ತ್ರಕ್ಕೆ ಎಂಥ ಫಾಸ್ಟ್ ಅಂದ್ರೆ ಅದು ಏನಾಗುತ್ತೆ ಅದು ಗೊತ್ತಾಗಿದ್ದಕ್ಕಿಂತ ಮುಂಚೆ ಬ್ಲಾಸ್ಟ್ ಆಗಿಬಿಡ್ಬೇಕು ಅಂತ ಅಸ್ತ್ರ. ಅದು ಅಸ್ತ್ರ ಬಂದು ಎಲ್ಲ ಧಗ್ ಅಂತ ಉಡಿದೋದು. ಆಚಾರ್ಯ ಬರೀತಾರೆ, ಅಕ್ಷೋಹಿಣಿ ಸೇನೆ ಸುಟ್ಟು ಬೂದಿ ಆಯ್ತದೆ, ಅಕ್ಷೋಹಿಣಿ ಸೇನೆ ಸುಟ್ಟು ಬೂದಿಯಾಗಿ ಹೋಯ್ತದೆ. ತಮಾಷೆ ಏನು ಗೊತ್ತಾ? ಕೃಷ್ಣ, ಅರ್ಜುನ, ಭೀಮಸ ಸುಖವಾಗಿದ್ದಾರೆ, ಮೂರು ಜನಕ್ಕೇನು ಆಗೇ ಇಲ್ಲ, ಆಗಬೇಕಾಗಿದ್ದು ಮೂರು ಜನಕ್ಕೆ ಇವ್ರ ಪ್ರಕಾರ, ಅವ್ರ ಜನಕ್ಕೆ ಏನೂ ಆಗಿದ್ದಿಲ್ಲ. ಯಾತಕ್ಕೆ ಅಂದ್ರೆ ಕೃಷ್ಣನ ಮೇಲೆ ಯಾವ ಅಸ್ತ್ರನೂ ಏನೂ ಮಾಡೋದೇ ಇಲ್ಲ, ಭೀಮ ಕೃಷ್ಣ ರಕ್ಷಿತ ಏನೂ ಆಗಲೇ ಇಲ್ಲ, ಅರ್ಜುನ ಜೊತೆಗಿದ್ದ ಏನೂ ಆಗಲಿಲ್ಲ, ಮೂರು ಜನಕ್ಕೆ ಏನೂ ಆಗಲೇ ಇಲ್ಲ. ಆಗ ನೋಡಿದ್ರು, ಇದು ಭಗವದ್ಗೀತೆ ಕೊನೆಯ ಶ್ಲೋಕದ ಫ್ಯಾಕ್ಟ್ ಇದು ಒಂದು, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮ. ಏನೂ ಆಗಲಿಲ್ಲ ಅವರಿಗೆ, ಅಶ್ವತ್ಥಾಮರು ನೋಡಿದರು. ದುರ್ಯೋಧನ ಬಂದ, ಭಲೆ ಆಚಾರ್ಯರೇ ಅಂಥ ಅದ್ಭುತ, ಒಂದು ಅಕ್ಷೋಹಿಣಿ ಸೇನೆ ಒಂದು ಕ್ಷಣಕ್ಕೆ ಬಂದುಬಿಟ್ಟಿರಲ್ಲ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ದುರ್ಯೋಧನ ನಿನ್ನ ಬುದ್ಧಿ ಇದೆಯಾ, ಮುಖ್ಯವಾದವರು ಹೋಗಿಲ್ಲ ಅದೇ ತೋಡೇನು ಮಾಡ್ತೀನಿ ನೀನೀಗ, ಮುಖ್ಯವಾದವರು ಅಲ್ಲೇ ಇದ್ದಾರೆ, ಈ ಸೈನ್ಯ ಎಷ್ಟೋದ್ರೂ ಉಪಯೋಗ ಇಲ್ಲ ಅಂತ ಎಲ್ಲಿ ಬಂದರು ಗೊತ್ತಾ ಅವರು, ಧಿಕ್ ನನ್ನ ಅಸ್ತ್ರವಿದ್ಯೆಗೆ ಧಿಕ್ಕಾರ ಅಂತ ಕೆಳಗೆ ಬಿಲ್ಲು ಮಾಡ ಬಿಸಾಕಿ ಹೋಗಿಬಿಟ್ರಂತಾಗೆ. ಇಂಥ ಒಂದು ಡೆಸ್ಪರೇಟ್ ಸ್ಥಿತಿಗೆ ಯಾರು ಹೋದ್ರು ಅಶ್ವತ್ಥ ಅವರು ಹೋಗಿಸಿದ್ದು ಕೃಷ್ಣ. ಕೃಷ್ಣ ಈ ರೀತಿ ನಿಂತಿದ್ದಕ್ಕೆ ಏನು ಮಾಡಲಿಕ್ಕಾಗಲಿಲ್ಲ. ಈ ಕಥೆ ಯಾರು ಕೇಳಿರೋದಿಲ್ಲ. ಒಂದೇ ಒಂದು ಅಸ್ತ್ರ ಬಾಣಕ್ಕೆ ಅಸ್ತ್ರಕ್ಕೆ ಒಂದು ಅಕ್ಷೋಹಿಣಿ ಸೈನ್ಯ ಕೊಂದರೂ ಕೂಡ ಇವ್ರಿಗೇನು ಆಗಲಿಲ್ಲ ಅಂದ ಮೇಲೆ ಅಚ್ಛೇದ್ಯ ಅಭೇದ್ಯರಾದವರು ಹರಿವಾಯುಗಳು. ಅವ್ರ ಜೊತೆಗಿದ್ದವರೆಲ್ಲ ಅಚ್ಛೇದ್ಯ ಅಭೇದ್ಯರು. ಅದು ಕೃಷ್ಣನ ತೋರಿಸಿದ ದೊಡ್ಡ ಒಂದು ಅಸಾಧಾರಣವಾದ ಶಕ್ತಿ. ಅದು ನಾರಾಯಣಾಸ್ತ್ರ ಏನೂ ಮಾಡೋದಿಲ್ಲ, ಆಗ್ನೇಯಾಸ್ತ್ರ ಏನೂ ಮಾಡೋದಿಲ್ಲ, ಅಂದಮೇಲೆ ಎಲ್ಲ ಅಸ್ತ್ರ ಪ್ರವರ್ತಕ ತಾನೇ ಆಗಿದ್ದಾನೆ ಎಂಬುದನ್ನು ತೋರಿಸಿಕೊಟ್ಟ. ಮುಂದೆ ಶುರುವಾಗಿದ್ದು ಕರ್ಣಪರ್ವ. ಕರ್ಣಪರ್ವದಲ್ಲಿ ಮೊದಲು ಭೀಮ ಅಶ್ವತ್ಥಾಮರ ಯುದ್ಧವಾಗುತ್ತೆ, ದೊಡ್ಡ ಘಟ್ಟ, ಅದೆಲ್ಲ ಹೇಳೋದಕ್ಕೆ ಹೊತ್ತಿಲ್ಲ. ಮುಂದೆ ಒಂದು ಹಂತದಲ್ಲಿ ಕರ್ಣ ಭಾರಿ ಸೋಲ್ತಾನೆ ಪಾಂಡವರಿಗೆ, ಅರ್ಜುನ ಭಾರಿ ಸೋಲ್ತಾ ಬರ್ತಾರೆ. ಭೀಮಸೇನ ಕೈಲೊಂದು ಸಿಕ್ಕು ಒದ್ದಾಡ ಹೋಗ್ತಾನೆ ಕರ್ಣ. ಆಗ ಭಾರ್ಗವಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಭಾರ್ಗವಾಸ್ತ್ರ ಅಂದರೆ ಪರಶುರಾಮದೇವರ ಅಸ್ತ್ರ, ಅದು ಕರ್ಣ ಪರಶುರಾಮದೇವರ ಶಿಷ್ಯ. ಅಸ್ತ್ರ ಹೇಗೆ ಬಂತು ಗೊತ್ತಾ, ಅದು ಆ ಕ್ಷಣದ ಯಾರಿದ್ದು ಸುಟ್ಟು ಬರ್ಣ, ಬೇರೆ ದಾರಿನೇ ಇಲ್ಲ ಅದಕ್ಕೆ. ಯಥಾಪ್ರಕಾರ ಕೃಷ್ಣ ಅರ್ಜುನ ಏನು ಆಗೋದೇ ಇಲ್ಲ ಅದು. ಆಗ ಕೃಷ್ಣ ಹೇಳ್ತಾನೆ, ಈ ಅಸ್ತ್ರಕ್ಕೆ ಪರಿಹಾರ ಒಂದೇನು ಗೊತ್ತಾ, ಯಾರು ಓಡೋಕ್ಕೆ ಶುರು ಮಾಡ್ತೀರೋ ಅದು ಕೊಲ್ಲೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಓಡಿದವರೆಲ್ಲ ಅದು ನಮಸ್ಕಾರ ಮಾಡಿಬಿಡ್ತಿತ್ತಂತೆ, ಓಡಿದ್ರೆ ಬಿಟ್ಟುಬಿಡುತ್ತಂತೆ. ಇಂಥ ಟ್ರಿಕ್ಸ್ ನಮಗೆ ಗೊತ್ತಿದ್ರೆ ಇಂಥ ಅಸ್ತ್ರಕ್ಕೆ ಬಂದರೆ ನಮ್ಮ ಸರ್ವ ಮರ ಓಡೋದು ಬಿಡೋದು ಬಿಟ್ಟುಬಿಡುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಏನು ಮಾಡಿದ್ರೆ ಬಿಡೋದಿಲ್ಲ. ಯಮದೇವರು ಹಿಡ್ಕೊಂಡು ಹೋಗ್ತಾರೆ ಹೊರತು ಅದು ಇಲ್ಲಿ ಬಿಟ್ಟರೆ ಅಲ್ಲಿ ಸಿಕ್ಕಾಕೋತೇವೆ. ಆಮೇಲೆ ಬಿಡಬಾರ್ದು, ಅದನ್ನು ಕೆಲವನ್ನು ಬಿಡಬೇಕು, ಕೆಲವನ್ನು ಬಿಡಬಾರ್ದು. ಆ ಕ್ಷಣಕ್ಕೆ ಭಾರ್ಗವಾಸ್ತ್ರ ಪರಿಸರಮಾಸ್ತ್ರಕ್ಕೂ ಪ್ರತ್ಯಸ್ತ್ರ ಇಲ್ಲ. ಮುಂದಿನ ಭಾರಿ ದೊಡ್ಡ ಘಟ್ಟ, ಕರ್ಣ ಧರ್ಮರಾಜನ ಹೊಡಿತಾನೆ. ಧರ್ಮರಾಜನ ಮೈ ತುಂಬ ಪೆಟ್ಟಾಗಿ ಬಿಡುತ್ತೆ, ವಾಪಸ್ಸು ಮರ್ಕೊಂಡ್ಬಿಡ್ತಾನೆ ಶಿಬಿರದೊಳಗೆ. ಸ್ವಲ್ಪ ಹೊತ್ತಾಗುತ್ತೆ, ಅರ್ಜುನ ನೋಡ್ತಾನೆ ಅಲ್ಲಿ ಅಣ್ಣ ಕಾಣದೇ ಇಲ್ಲ. ಅಣ್ಣ ನೋಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ ಭೀಮಸೇನ, ಯಾಕೆ ಅಣ್ಣ ಕಾಣಿಸ್ತಾ ಇಲ್ಲ, ಹೋಗಿ ನೋಡ್ಕೊಂಡು ಬರ್ತೀಯಾ, ನಾನು ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನೆ. ಭೀಮಸೇನ ಹೇಳ್ತಾನೆ, ಬೇಕಾದ್ರೆ ಈ ಕೆಲಸ ನೀನೇ ಮಾಡು, ನಾನೇ ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನೆ. ಯುದ್ಧ ಬಿಟ್ಟು ಹಾಗೆಲ್ಲ ಹೋಗಬಾರ್ದು ಮಧ್ಯದ ಹಾಗೆ, ಮಧ್ಯೆ ಹೋಗ್ಲಿಕ್ಕೆ ಬರೋದಿಲ್ಲ, ಬೇಕಾದ್ರೆ ನೀನು ಹೋಗು, ನಾನಂತೂ ಹೋಗೋದಿಲ್ಲ, ಯುದ್ಧ ಮಾಡ್ತೀನಿ ಅಂದ ತಕ್ಷಣ ಆಗ ಅರ್ಜುನ ಕೇಳ್ತಾರೆ, ಭೀಮಸೇನ ಎಷ್ಟು ಜನ ಒಟ್ಟಿಗೆ ಯುದ್ಧಕ್ಕೆ ಬರ್ತಾ ಇದ್ದಾರೆ, ನಿನಗೆ ಆಗುತ್ತಾ ಅಂತ ಕೇಳಿದರೆ ಆಗುತ್ತಾ ಅಂತ ಕೇಳ್ತೀರಿ, ಹೋಗಿ ಬಾ ಆಮೇಲೆ ಲೆಕ್ಕ ಕೊಡ್ತೀರಿ ಏನು ಮಾಡಿದ್ದೀರಿ ಅಂತ ಹೇಳ್ತಾರೆ. ಎಲ್ಲ ಅರ್ಜುನ ಹೊಡಿತಾನೆ ವಾಪಸ್ಸು, ಶಿಬಿರಕ್ಕೆ ಹೋಗ್ತಾರೆ. ಧರ್ಮರಾಜ ಮರಗಿರ್ತಾರೆ, ಅರ್ಜುನ ಬಂದ ಬಂದ ಸುದ್ದಿ ಆಗುತ್ತೆ. ಧರ್ಮರಾಜ ಎದ್ದು ಹೇಳ್ತಾನೆ, ಅರ್ಜುನ ಬಾ ಅಂತ ಕರೀತಾನೆ. ಅಪ್ಪ ಅರ್ಜುನ ಅಂತಹ ಕರ್ಣನ ಹೇಗಪ್ಪ ಕೊಂದಿ ಅಂತ ಕೇಳ್ತಾನೆ, ಹೇಗಪ್ಪ ಕೊಂದು ಬಿಟ್ಟಿ ನೀನು ಅಂತ ಕೇಳಿದ ತಕ್ಷಣ ಅರ್ಜುನ ಅಂತಾನೆ, ಅಣ್ಣ ಕರ್ಣನ ನಾನು ಕೊಂದಿಲ್ಲ ಇನ್ನೂ ಕೂಡ, ನೀನು ಯೋಚ್ಛವ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದೆ ಅಂತ ಹೇಳ್ತಾನೆ. ತಷ್ಟ ಧರ್ಮರಾಜ ಸಿಟ್ಟು ಬರುತ್ತೆ. ಬಹುಶಃ ಇಡೀ ಮಹಾಭಾರತದಲ್ಲಿ ಧರ್ಮರಾಜ ಕೋಪಗೊಂಡ ಒಂದೇ ಒಂದು ಪ್ರಸಂಗ ಅಂದ್ರದು. ಏನು ಇನ್ನೂ ಕೊಂದೇ ಇಲ್ವ ಕರ್ಣನ ನೀನೀಗ, ಹಾಗಿದ್ರೆ ಅರ್ಜುನ ನಿನ್ನ ಕೈಗೆ ಗಾಂಡೆ ಒಂದು ಕೇಳು, ಅದು ಯಾರಿಗಾರು ಕೊಟ್ಬಿಡು, ನಿನ್ನ ಕೈಲಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಗಾಂಡೆ ಇನ್ನೊಬ್ರಿಗೆ ಕೊಟ್ಬಿಡು ಅಂತ ಹೇಳಿದರು. ಈ ಮಾತು ಕೇಳಿದ ತಕ್ಷಣ ಅರ್ಜುನ ಖಡ್ಗವನ್ನು ಎಳಿತಾನೆ, ಸರಸರ ಮುಂದೆ ಹೋಗ್ತಾನೆ. ಕೃಷ್ಣ ಕೇಳ್ತಾನೆ, ಏನು ಮಾಡ್ತಿ ಅಂತ ಕೇಳ್ತಾನೆ. ಕೃಷ್ಣ ಸರ್ವಜ್ಞ, ಏನು ಮಾಡ್ತಿ ಅಂತ ಕೇಳ್ತಾನೆ. ಅಣ್ಣನ ತಲೆ ಕತ್ತರಿಸಿಬಿಡ್ತೀನಿ ಅಂತ ಹೇಳ್ತಾನೆ. ಯಾತಕ್ಕೆ ಅಂತ ಕೇಳಿದರೆ, ನಾನು ಪ್ರತಿಜ್ಞೆ ಮಾಡಿದ್ದೇನೆ. ಏನು ಗೊತ್ತಾ, ಯಾರು ನನ್ನ ಗಾಂಡಿಯವನು ಇನ್ನೊಬ್ಬರಿಗೆ ಕೊಡು ಅಂತ ಹೇಳ್ತಾರಲ್ಲ, ಅವ್ರ ತಲೆ ತೆಗಿತೀನಿ ಅಂತ ಹೇಳಿದ್ದೇನೆ, ಅದು ಕೊಂದು ಬಿಡ್ತೇನೆ ಅಂತ ಹೇಳಿದ್ದೇನೆ. ಕೃಷ್ಣ ಕೇಳ್ತಾನೆ, ಅರ್ಜುನ ಇಷ್ಟೇನ ಶಾಸ್ತ್ರ ಓದಿರೋದು, ಇಷ್ಟೇನ ಓದಿರೋದಿಲ್ಲ, ಇಷ್ಟೇನ ಗೊತ್ತಿರೋದು ನಿನಗೆ, ಧರ್ಮಸೂಟ್ಸದಿಂದ ಗೊತ್ತಾ ಅಂತ ಕೇಳ್ತಾರೆ. ಏನದು, ಅಣ್ಣನ ಕೊಲ್ತಾರ, ಅಣ್ಣ ಜ್ಯೇಷ್ಠ ಭ್ರಾತ ಪಿತೃ ಸಮಹ, ದೊಡ್ಡಣ್ಣ ಅಂದ್ರೆ ತಂದೆ ಇದ್ದಾಗೆ, ಜೊತೆಗೆ ಪರಮ ಧರ್ಮಿಷ್ಠ ರಾಜ, ಎಲ್ಲ ಪ್ಲಸ್ ಪಾಯಿಂಟ್ ಆತನಿಗೆ, ಆತನು ಕೊಂದು ಬಿಡ್ತೀಯ ನೀನೀಗ, ಎಂತ ಪಾಪ ಬರುತ್ತೆ ಗೊತ್ತಾ ನಿನಗೀಗ ಅಂತ ಹೇಳಿದನಂತೆ. ಕೃಷ್ಣ ನನ್ನ ಶಪಥ ಹೋಗುತ್ತಲ್ಲ ಅಂತ ಕೇಳ್ತಾನೆ. ನಿನ್ನ ಶಪಥ ಹೋಗುತ್ತಾ, ಏನು ದಡ್ಡ ಇದೆಯೇ, ಯಾವಾಗಲೂ ಕೂಡ ಧರ್ಮ ಅಧರ್ಮದ ಸಂಘರ್ಷ ಯೋಚನೆ ಮಾಡಬೇಕು, ಯಾವ ಕಡೆಗೆ ಧರ್ಮ ಇದೆ ಯಾವ ಕಡೆ ಯೋಚನೆ ಮಾಡಬೇಕು. ಅಣ್ಣನನ್ನು ಕೊಲ್ಲತಕ್ಕಂಥ ಪಾಪಕ್ಕಿಂತ, ಪಿತೃಹತ್ಯೆ ಮೊದಲಾದ ಪಾಪ ಬರತಕ್ಕಂಥ ದೊಡ್ಡ ಪಾಪ ಮಾಡೋದಕ್ಕಿಂತ ಯಾವ ಪ್ರತಿಜ್ಞೆನೂ ದೊಡ್ಡದಲ್ಲ, ಅಂತ ಹೊತ್ತು ಪ್ರತಿಜ್ಞೆ ಕೈ ಬಿಡಬೇಕೇ ಹೊರತು ಅಣ್ಣನ ಕೊಲ್ಲಬಾರದು ಅಂತ ಹೇಳಿದೆ. ಕಥೆ ಹೇಳ್ತಾನೆ ಕೃಷ್ಣ, ಅದಕ್ಕೆಲ್ಲ ಹೊತ್ತಿಲ್ಲ. ಹಾಗೆ ಕೇಳ್ತಾರೆ, ಸರಿ ಹಾಗಿದ್ರೆ ಏನು ಮಾಡಲಿ ನಾನೀಗ, ಪ್ರತಿಜ್ಞೆ ಹೋಗಿಬಿಡುತ್ತಲ್ಲ ಅಂತ ಕೇಳಿದರೆ, ಅಣ್ಣನನ್ನು ಕೊಲ್ಲಬೇಕಾಗಿಲ್ಲ, ಪ್ರತಿಜ್ಞೆ ಸತ್ಯವಾಗಬೇಕಾದ್ರೆ ನೀನು ಶಪಥ ಮಾಡಿರೋದೇನು, ಅಣ್ಣನ ಕೊಲ್ತೇನೆ ಅಷ್ಟೇ, ಗಾಂಡೀವ ಕೊಡು ಅಂತ ಹೇಳಿದ್ರೆ ಕೊಲ್ತೇನೆ ಹೋಗ್ತಾನೆ. ದೊಡ್ಡವ್ರನ್ನ ಕೊಲ್ಲಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ, ನೆನಪಿರಲಿ, ದೊಡ್ಡವ್ರನ್ನ ಕೊಲ್ಲಬಾರದು, ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೆ. ಅದಕ್ಕೇನು ಗೊತ್ತಾ ಪರಿಹಾರ, ದೊಡ್ಡವ್ರನ್ನ ಕೊಲ್ಲಬೇಕಾಗಿಲ್ಲ, ಅವರನ್ನು ಬೈದರೆ ಕೊಂದು ಪಾಪ ಬರುತ್ತೆ ಗೊತ್ತಾಯ್ತಾ, ಅಣ್ಣನ ಬೈದು ಬಿಡು ಸಾಕು, ಅವ್ರು ಕೊಂದಾಗತ್ತೆ ಅಂತ ಹೇಳಿದರು. ಆಗ ಅರ್ಜುನ ಬೈದಾಕಿ ಬೇಕಾಷ್ಟು ಬೈದಾಕಿಬಿಡ್ತಾರೆ. ಆ ಸಮಯಕ್ಕೆ ಧರ್ಮರಾಜ ಭಾರಿ ದುಃಖ ಪಡ್ತಾನೆ. ಅರ್ಜುನ ಮತ್ತೆ ಬೈದಷ್ಟ ಸುಮ್ಮನಾಗಿ ಬಿಡಲಿಲ್ಲ, ಅರ್ಜುನ ಮತ್ತೆ ಖಡ್ಗ ತಗೋತಾನೆ. ಮತ್ತೇನು ವ್ರತ ಮಾಡಿದ್ದೀಯಪ್ಪ ಅಂತ ಕೇಳ್ತಾನೆ. ಎತ್ತೇನು ಮಾಡಿದ್ದಿ ಅಂತ ಕೇಳಿದರೆ, ಕೃಷ್ಣ ನೀನು ಹೇಳಿದಿ ದೊಡ್ಡವ್ರನ್ನ ಬೈದರೆ ಕೊಂದು ಪಾಪ ಬರುತ್ತೆ ಅಂತ ಹೇಳಿದಿ, ಅಣ್ಣನ ಬೈದೆ ಕೊಂದು ಪಾಪ ಬಂತು, ಮಹಾಪಾಪಿಷ್ಠ ನಾನೀಗ, ನಂತರ ಕತ್ತರಿಸೋಗ್ಬಿಡ್ತೀನಿ ಅಂತ ಹೇಳಿದ್ರು. ಈ ಕತೆ ಕೇಳಿದ್ರೆ ಗಾಬರಿ ಆಗಿಬಿಡುತ್ತೆ. ಎಂಥ ಸೀರಿಯಸ್ ದುರ್ಯೋಧನ ನೋಡಿಬಿಟ್ಟರು ಖುಷಿ ಪಟ್ಬಿಡ್ತಿದ್ದ ಅವನಿಗೆ. ಸೀನ್ ನೋಡಿಬಿಟ್ಟಿದ್ರೆ ದುರ್ಯೋಧನ ಕುಣದಾಡಿಬಿಡ್ತಿದ್ದ, ಯಾರಾದರೂ ಸಾಯ್ತಾರೆ ಇವತ್ತು ಅಂತ ಹೇಳಿ. ಆಗ ಹೇಳ್ತಾನೆ ಕೃಷ್ಣ ಅರ್ಜುನ, ಹಾಗೆಲ್ಲ ಕೊಂದ್ಕೋಬಾರದು, ಆತ್ಮಹತ್ಯೆ ಮಹಾಪಾಪ. ಮಧ್ವಾಚಾರ್ಯ ಮಾತು ಕೃಷ್ಣನ ಮಾತಿದ್ದು ಒಂದು, ಮತಿಪೂರ್ವಂ ಪಾಪ ದೇಹಹಾನಾತ್ ಪಾಪಂ ಮಹದವಾಪ್ಯತೆ. ಯಾರು ಆತ್ಮಹತ್ಯೆ ಮಾಡ್ಕೊತಾವ್ರಿಗೆ ಮಹಾಪಾಪ ಬರುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಇದು ಗೊತ್ತಾದ್ರೆ ಯಾರು ಆತ್ಮಹತ್ಯೆ ಪ್ರಯತ್ನ ಪಡ್ಲಕ್ಕೆ ಹೋಗ್ಬಾರ್ದು. ಯಾತಕೇಂದ್ರ ಆಚಾರ್ಯ ಹೇಳ್ತಾರೆ, ಧರ್ಮಾರ್ಥ ಕಾಮ ಮೋಕ್ಷಾಣಂ ಸಾಧನಂ ದೇಹತೋಸ್ತೀಯತೆ, ಮತಿಪೂರ್ವಂ ದೇಹಹಾನಾತ್ ಪಾಪಂ ಮಹದವಾಪ್ಯತೆ. ಧರ್ಮ ಅರ್ಥ ಕಾಮ ಮೋಕ್ಷ ಪುರುಷಾರ್ಥಗಳು, ಇದರ ಸಾಧನೆ ಆಗಬೇಕಾದ್ರೆ ದೇಹ ಬೇಕು ನಮಗೆ. ಇದು ಸಾಧನ ಶರೀರ ಎಂದು ಕಳ್ಕೋಬಾರದು ಅಂತ ಹೇಳ್ತಾರೆ. ದಿನ ಬೆಳಗಾದ ಆತ್ಮಹತ್ಯೆ ಅಂತ ಪೇಪರ್ ಬರ್ತಾ ಇರುತ್ತೆ, ಅದನ್ನ ನೆನಪಿರ್ಬೇಕು. ಈ ಶ್ಲೋಕ ನಮಗೆ, ವಿದ್ಯಾರ್ಥಿಗಳು ಸಾಯೋದು ಒಂದು ಕಡೆಗೆ, ರೈತರು ಸಾಯೋದು ಒಂದು ಕಡೆಗೆ, ಈ ಕಂಪ್ಯೂಟರ್ ಕೆಲಸ ಮಾಡೋ ಕಾಯಿಸೋ ಒಂದು ಕಡೆಗೆ, ಕೊಟ್ಟಿದ್ರು ಸಾಯೋದು ಒಂದು ಕಡೆಗೆ, ಇವ್ರು ಯಾರೂ ಸಾಯ್ಬೇಕಾಗಿಲ್ಲ. ಆತ್ಮಹತ್ಯೆ ಮಹಾಪಾಪ, ಉಳಿಸ್ಕೋಬೇಕು. ಮತ್ತೆ ನಾನು ಬೈಕು ನಾನು ಕೊಂದ್ಕೊಂಡ್ಬಿಟ್ಟಿದ್ದೇನೆ, ಏನು ಮಾಡಲಿ ಅಂತ ಕೇಳಿದರೆ, ನಾನು ಈಗಾಗಲೇ ಅಣ್ಣನ ಕೊಂದ್ಬಿಟ್ಟು ಪಾಪ ಬಂದಿದ್ದೇನೆ ಅಂತ ಕೇಳಿದರೆ, ಯೋಚನೆ ಮಾಡಬೇಡ. ದೊಡ್ಡವನು ಕೊಲ್ಲಕ್ಕೆ ಏನು ಮಾಡಬೇಕು ಗೊತ್ತಾ, ಅವರನ್ನು ವಧೋ ಗುರುಣಾಂ ತೊಂಕಾರ, ಅವ್ರ ಅವಮಾನ ಮಾಡಿದರೆ ಬೈದರೆ ಕೊಂದು ಪಾಪ ಬರುತ್ತೆ. ಮತ್ತೆ ಆತ್ಮಹತ್ಯೆ ಮಾಡಕ್ಕೆ ಏನು ಮಾಡಬೇಕು ಗೊತ್ತಾ, ಆ ಪ್ರಶಂಸಾ ಸ್ವಯಮಾತ್ಮನಃ, ತನ್ನ ಹೋಳ್ಕೊಂಡ್ರೆ ಕೊಂದಾಗುತ್ತೆ ಗೊತ್ತಾಯ್ತಾ. ನೀನು ಹೋಳ್ಕೊ ಅಂತ ಹೇಳಿಬಿಟ್ಟನು ಅರ್ಜುನ, ಉಚ್ಚಾಪಡಿ ಹೊಳ್ಕೊಂಡ್ಬಿಡ್ತಾನೆ ಕೊಂದಾಗಾಯ್ತಾನೆ. ಎಂಥ ತತ್ವ ಗೊತ್ತಾ, ದೊಡ್ಡವ್ರು ಬೈಬೇಡಿ ಹೊಳ್ಕೊಬೇಡಿ, ನಾವು ಉಲ್ಟಾ ಪಾತ್ರ ಮಾಡ್ತೇವೆ. ನಮ್ಮ ಬಿಟ್ಟರೆ ಇಲ್ಲ ದೊಡ್ಡವ್ರಿಗೆ ಕೆಲಸಕ್ಕೆ ಬರೋದಿಲ್ಲ, ಗತಿ ಏನಾಯ್ತು ಅಲ್ಲಿಗೆ. ದಿನ ಆತ್ಮಹತ್ಯೆ ಮಾಡ್ಕೊಂಡಾಗ ಲೆಕ್ಕ, ದಿನಾ ಗೃಹಹತ್ಯೆ ಮಾಡಿದಾಗ ಲೆಕ್ಕ, ಎಂದು ದೊಡ್ಡವರು ಬೈಬೇಡಿ ನೀವು ಹೊಡ್ಕೋಬೇಡಿ ಅಂತ ಹೇಳ್ತಾರೆ. ಅಲ್ಲಿಗೆ ಕಥೆ ಮುಗಿತು. ಅರ್ಜುನ ಶಾಂತನಾದ. ಧರ್ಮರಾಜ ಎದ್ದ, ಏನಪ್ಪ ಅದ ನಿಂದೇನು ಪ್ರತಿಜ್ಞೆ ಅಂತ ಕೇಳಿದ ಕೃಷ್ಣ. ಇಷ್ಟು ಬಯಸ್ಕೊಂಡಿದ್ದಕ್ಕೆ ನಾನಿಂದ ಬದುಕಬೇಕಾರ ನಿನ್ನ ರಾಜ್ಯ ಬೇಡ, ಕೋಶ ಬೇಡ, ಏನು ಬೇಡ, ನಾನು ಕಾಡಿಗೆ ಹೋಗ್ತೇನೆ. ಭೀಮ ರಾಜ ಆಗಲಿ, ಧರ್ಮ ಅರ್ಜುನ ಯುವರಾಜನಾಗಲಿ, ಸಾವಾಸರು ಎದ್ದು ಹೊರಟ್ಬಿಟ್ಟನಂತೆ. ಈ ಕಡೆ ಸರಿ ಆ ಕಡೆ ಸರಿ ಹೋಗುತ್ತೆ, ಆಗ ಈ ಕಡೆ ಕಟ್ಟೋಗುತ್ತೆ, ಏನು ಮಾಡಬೇಕಾಗ. ಕೃಷ್ಣ ಹೋಗಿ, ಧರ್ಮರಾಜ ಹಾಗೆಲ್ಲ ಮಾಡಬಾರ್ದಪ್ಪ, ನೀನು ದುಡುಕಿದೆ ಅವನು ದುಡುಕಿದ, ಅವ್ ತಪ್ಪು ಮಾಡಿದ ನೀನು ತಪ್ಪು ಮಾಡಿದ, ಏನೋ ತಮ್ಮ ನೋಡ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದ್ರೆ ಗಾಂಡೆ ಇನ್ನೊಬ್ರು ಕೊಡು ಅಂತ ಕೇಳ್ತಾರ. ಹಾಗೆಲ್ಲ ಕೂಡ ಇಬ್ರು ಸುಧಾರಿಸ್ಕೊಳ್ಳಿ, ಕರ್ಣ ಹಾಗೆಲ್ಲ ಸಾಯೋನಲ್ಲ, ಭಾರಿ ತಿರ್ಬೇಕು. ನಿನ್ನಂತ ಅಣ್ಣ ಆಶೀರ್ವಾದ ಮಾಡದೆ ತಮ್ಮ ಅವನು ಕೊಲ್ಲಕ್ಕಾಗುತ್ತ ಅರ್ಜುನನಿಗೆ, ಆಶೀರ್ವಾದ ಮಾಡು, ಈಗ ಕೊಂದು ಬರ್ತಾನಂತೆ ಅಂತ ಹೇಳಿದ ಕಷ್ಟ ಶಾಂತನಾಗ್ತಾನೆ. ಧರ್ಮರಾಜನು ಶಾಂತನಾದ, ಅರ್ಜುನನು ಶಾಂತನಾದ. ಮೈನಸ್ ಕೃಷ್ಣ ಏನಾಗ್ತಿತ್ತು ಯೋಚನೆ ಮಾಡಿ, ಎರಡು ಹೆಣ ಬಿಡ್ತಿದ್ವಲ್ಲಿ, ಧರ್ಮರಾಜನ ಹೋಗ್ತಿದ್ದ, ಅರ್ಜುನನು ಹೋಗ್ಬಿಡ್ತಿದ್ದ, ದುರ್ಯೋಧನ ಕುಡಿದಾಡಿಬಿಡ್ತಿದ್ದ ಅಂತ ಕೆಲಸ ಬರ್ತಿತ್ತು. ಕಾಪಾಡಿದ್ದು ಕೃಷ್ಣ ನೆನಪಿರಬೇಕಾಗಿ, ಕೃಷ್ಣ ಇದ್ದಿದ್ದಕ್ಕೆ ಟೋಟಲ್ ಚೇಂಜಸ್ ಏನಾಗೋಯ್ತು. ಧರ್ಮರಾಜನನ್ನು ಉಳಿಸಿದ, ಅರ್ಜುನನ್ನು ಉಳಿಸಿದ, ಧರ್ಮವನ್ನು ಉಳಿಸಿದ, ಅಯೋಗ್ಯರಿಗೆಲ್ಲ ನಾಶವಾಗೋ ಮಾರ್ಗ ತೋರಿಸಿದ, ಯೋಗ್ಯರಿಗೆ ಉದ್ಧಾರದ ಮಾರ್ಗ ತೋರಿಸಿದ. ಕರ್ಣಪರ್ವದ ಕೀ ಪೋರ್ಷನ್ ಅಂದ್ರೆ ಅದು. ಕೃಷ್ಣ ಇಲ್ಲದಿದ್ರೆ ಏನಾಗ್ತಿತ್ತು, ಎಂಥ ಪಾತ್ರ ಇದು. ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಾರೆ. ಅಷ್ಟೊತ್ತಿಗೆ ಅರ್ಜುನಿಗೆ ಗಾಬರಿ, ಕೃಷ್ಣ ನಾನೇನೋ ಹೇಳಿಬಿಟ್ಟಿದ್ದೇನೆ, ಕೊಲ್ಲಕ್ಕಾಗತ್ತಾ ನನಗೆ ಅಂತ ಕೇಳ್ತಾನೆ. ಅರ್ಜುನ ಯೋಚನೆ ಮಾಡಬೇಡ, ನಿನ್ನ ಕೈಲಿ ಆಗತ್ತೆ ಅಂತ ಹುರಿದುಂಬಿಸಿದನಂತೆ. ಮುಂದೆ ದುಶ್ಯಾಸ್ತ್ರ ವಧೆಯನ್ನು ಭೀಮಸೇನ ದೇವರು ಮಾಡ್ತಾರೆ. ಅದು ಮುಗಿದ ಮೇಲೆ ಯುದ್ಧ, ದೊಡ್ಡ ಕರ್ಣ ಯುದ್ಧ, ಕರ್ಣದ ಯುದ್ಧ ಶುರುವಾಗಬೇಕು. ಆ ಕ್ಷಣಕ್ಕೆ ಧರ್ಮ ಇನ್ನೂ ಭಾರಿ ಯೋಚನೆ ಮಾಡ್ತಾನೆ ಅರ್ಜುನ, ನನ್ನ ಕೈಲಿ ಆಗುತ್ತಾ ಕೃಷ್ಣ, ಆಗುತ್ತಾ ಕೃಷ್ಣ, ಒಳಗೆ ಭಯ ಆತನಿಗೆ. ಪರಶುರಾಮ ದೇವರ ಸಾಕ್ಷಾತ್ ಶಿಷ್ಯ ಕರ್ಣ, ನನ್ನ ಕೈಲಿ ಆಗುತ್ತಾ ಅಂತ ಭಯ. ಕೃಷ್ಣ ಏನು ಮಾಡಿದನಂತಾಗ, ಅರ್ಜುನ ಯೋಚನೆ ಮಾಡಬೇಡ ಅಂತ ಹೇಳಿ ಆತನನ್ನು ಆಲಿಂಗನ ಮಾಡಿಕೊಂಡಂತೆ. ಒಂದು ಸಲ ಆಲಿಂಗನ ಮಾಡಿಕೊಂಡು, ಅರ್ಜುನ ನೋಡು ಈಗ ಒಳ್ಳೆ ಸ್ಫೂರ್ತಿ ಕೊಡ್ತಾನೆ ಕೃಷ್ಣ, ಸ್ಫೂರ್ತಿ ಕೊಡ್ತಾ ಇದ್ದಾನೆ. ಇಂಥ ಸಾರಥ್ಯವನ್ನು ಕೃಷ್ಣ ಮಾಡ್ತಾ ಅರ್ಜುನನ ಉಲ್ಲೇಖ ಉದ್ಧಾರ ಮಾಡ್ತಿದ್ದಾನೆ. ಈ ಮಧ್ಯೆ ಒಂದು ಸಲ ಅಶ್ವತ್ಥಾಮರಿಗೂ ಅರ್ಜುನ ಯುದ್ಧ ಆಗಿಬಿಟ್ಟು ಅರ್ಜುನಿಗೆ ಭಾರಿ ಸಂಕಟ ಆಗಿರುತ್ತೆ, ಪೂರ್ತಿ ಕಟ್ಟಿ ಹಾಕಿಬಿಡ್ತಾರೆ ಅಶ್ವತ್ಥಾಮರು. ಆ ಕೃಷ್ಣ ಅನುಗ್ರಹ ಮಾಡಿ ಬದುಕಿಸ್ತಾನೆ, ಅದೊಂದು ಪಾತ್ರನೇ, ಅದೆಲ್ಲ ಹೇಳೋದು ಗೊತ್ತಾಗೋದಿಲ್ಲ ಅಂತ ಹೇಳಿಲ್ಲ ಅಷ್ಟೇನೆ, ಅದೊಂದು ಪಾತ್ರ ಇದೆ. ಕೊನೆಗೆ ಯುದ್ಧ ಶುರುವಾಗ್ತಾ ಇದೆ, ಜೋರಾಗಿ ಯುದ್ಧ ಮಾಡ್ತಿದ್ದಾರೆ, ಅರ್ಜುನ ಒಳಕನ್ನೆಲ್ಲ ಕೃಷ್ಣ ಹೋಗಲಾಡಿಸ್ತಾನೆ. ಆಗ ಭೀಮಸೇನ ಒಂದು ಮಾತು ಹೇಳ್ತಾರೆ, ಅರ್ಜುನ ಇಷ್ಟೊತ್ತು ಕೂಡ ಕರ್ಣ ನಾನು ಬಿಟ್ಟಿದ್ದೆ, ನೀನು ಪ್ರತಿಜ್ಞೆ ಮಾಡಿದ್ದೆ ಸತ್ಯವಾಗಲಿ ಅಂತ ಬಿಟ್ಟಿದ್ದೆ, ಇಂದ ನಾನು ಬಿಡೋದಿಲ್ಲ, ನೀನು ಕೊಲ್ತೀಯೋ ನಾನು ಕೊಲ್ಲು ಅಷ್ಟೇ, ಬೇರೆ ದಾರಿ ಇಲ್ಲ ಅಂತ ಹೇಳಿದ್ರು. ಆಗ ನಾನಿಲ್ಲ ನಾನು ಕೊಂದೇ ಕೊಲ್ತೀನಿ ಅಂತ ಹೇಳ್ತಾನೆ. ಯುದ್ಧ ಶುರುವಾಗುತ್ತೆ, ಭಾರಿ ಜೋರು ಯುದ್ಧ ಮಾಡ್ತಾರೆ. ಒಂದು ಹಂತದಲ್ಲಿ ಕರ್ಣ ಒಂದು ಬಾಣವನ್ನು ತಗೊಳ್ತಾನೆ, ಇಬ್ಬರು ಈಕ್ವಲ್ ಯುದ್ಧ ಮಾಡ್ತಿರ್ತಾರೆ ಮೋರಾರ್ಲೆಸ್. ಅರ್ಜುನ ಕರ್ಣ ಒಂದು ಬಾಣ ತಗೊಂಡು ಅರ್ಜುನ ಹೊಡೆದು ಬಿಡ್ತಾರೆ. ಎಷ್ಟು ಫಾಸ್ಟ್ ಆಗಿ ಬಂತು ಅಂತ ಕೇಳಿದರೆ ಬ್ರಹ್ಮಾಸ್ತ್ರ ಅದು ಪ್ಲಸ್ ನಾಗಾಸ್ತ್ರ ಎರಡು ಸೇರ್ಕೊಂಡ್ಬಿಟ್ಟಿರುತ್ತೆ. ಎಷ್ಟು ಫಾಸ್ಟ್ ಆಗಿ ಬಂತು ಅಂದರೆ ಅದು ಅರ್ಜುನನಿಗೆ ಏನಾಗ್ತದೆ ಅದು ಗೊತ್ತೇ ಆಗಲಿಲ್ವಂತೆ, ಅಷ್ಟು ಫಾಸ್ಟ್ ಆಗಿ ಕರ್ಣ ಬಿಟ್ಟುಬಿಡ್ತಾನೆ. ಆಚಾರ್ಯ ಬರೀತಾರೆ ಯಾಕೆ ಸಾಧ್ಯವಾಯಿತು ಅಂದರೆ, ಬ್ರಹ್ಮಾಸ್ತ್ರಸ್ಯ ಅತಿ ವೇಗಿತ್ವಂ ಲಬ್ಧಂ ಕರ್ಣೇನ ಭಾರ್ಗವಾತ್. ಆಚಾರ್ಯರ ಮಾತು, ಪರಿಸರ ವರ ಕೊಟ್ಟಿದ್ರು, ಫಾಸ್ಟೆಸ್ಟ್ ಬ್ರಹ್ಮಾಸ್ತ್ರ ಬಿಡೋ ಒಂದು ಅರ್ಹತೆ, ಫಾಸ್ಟೆಸ್ಟ್ ಬೌಲಿಂಗ್ ಅಂತ ಓದ್ತಾರಲ್ಲ ಆ ಟೈಪ್ ಫಾಸ್ಟೆಸ್ಟ್ ಬ್ರಹ್ಮಾಸ್ತ್ರದ ಕಾನ್ಸೆಪ್ಟ್ ಇತ್ತಂತೆ, ಬಿಟ್ಟುಬಿಟ್ಟರು. ಅರ್ಜುನ ಗೊತ್ತೇ ಆಗಿರಲಿಲ್ಲ. ಕೃಷ್ಣನಿಗೆ ಯಾವುದು ಗೊತ್ತಾಗೋದಿಲ್ಲ, ಯೋಚನೆ ಮಾಡಿ, ವರ ಕೊಟ್ಟಿದ್ದು ಪರಶುರಾಮ, ಉಳಿಸ್ತಿರೋದು ಕೃಷ್ಣ, ಪರಶುರಾಮನೇ ಕೃಷ್ಣ, ಕೃಷ್ಣನೇ ಪರಶುರಾಮ. ಆ ಕ್ಷಣದಲ್ಲಿ ಏನು ಮಾಡಿದ್ದು ಗೊತ್ತಾ, ಕೃಷ್ಣ ರಥವನ್ನು ಸ್ವಲ್ಪ ಹೊಚ್ಚಿಬಿಡ್ತಾರೆ, ಪಂಚಾಂಗುಲಂ ಭುವಿ, 5 ಇಂಚ್ ಕೆಳಗೆ 5 ಅಂಗುಲ ಒಳಗೆ ಹೋಯ್ತಂತೆ. ಅರ್ಜುನನ ಸರಿಯಾಗಿ ಅಪಾಂಗಾಲೇಶ ಲವುದ್ದಿ ಇಲ್ಲಿ ಬಾಣ ಗುರಿಯಿಟ್ಟಿದ್ದಂತ ಕರ್ಣ. ಕೃಷ್ಣ ಒತ್ತಿಬಿಟ್ನಲ್ಲ ಕಿರೀಟಕ್ಕೆ ಬಿದ್ದು ಕಿರೀಟ ಪುಡಿ ಪುಡಿ ಆಗುತ್ತೆ, ಅರ್ಜುನ ಉಳ್ಕೊಂಡ್ಬಿಡ್ತಾನೆ. ಅರ್ಜುನ್ ಏನೂ ಗೊತ್ತಾಗಿಲ್ಲ, ಇದ್ರ ದೇವ್ರ ಮೇಲೆ ಕೂತಿದ್ದಾರೆ, ಹೊಡ್ಕೊತಿದ್ದಾರೋ, ನಾನು ಹೋದೆ ನಾನು ಹೋದೆ ಅಂತ. ಅವ್ರ ರೂಪ ಇಲ್ಲಿದೆಯಲ್ಲ, ನನ್ನ ಗತಿ ಮುಗಿತು ಅನ್ಕೋತಿದ್ದಾರೆ ಅವರು. ಅವ್ರ ಗತಿ ಉಳ್ಕೊಂಡ್ತು, ರಥ ಕಿರೀಟ ಹೋಗ್ಬಿಡ್ತು. ಆಗ ಅರ್ಜುನ ನೋಡ್ತಾನೆ ಕೃಷ್ಣ ಅಂತಾನೆ, ಏನಾಯ್ತು ಅರ್ಜುನ ಗೊತ್ತಾಯ್ತಲ್ಲ, ಕೃಷ್ಣನ ಪಾತ್ರ ಅರ್ಜುನನ ತಲೆ ಇನ್ನೂ ಹೋಗ್ಬೇಕಾಗಿತ್ತು ಈಗಾಗಲೇನೆ. ಆದ್ರೆ ಕೃಷ್ಣ ಕಾಪಾಡ್ತಾನೆ, ಮತ್ತೆ ತನ್ನ ಕಿರೀಟವನ್ನು ತೆಗೆದನೆ ಹೊರತು ಅರ್ಜುನ ಕಿರೀಟವನ್ನು ಕೃಷ್ಣ ಕಾಪಾಡ್ತಾ ಇದ್ದ. ಈ ರೀತಿ ದೇವರು ಕಾಪಾಡ್ತಿದ್ರೆ ಯಾರು ಉಳಿಯೋದಿಲ್ಲ. ಇಂಥ ದೇವರ ವಿರುದ್ಧ ನಿಲ್ತಾನಲ್ಲ ದುರ್ಯೋಧನ, ಎಷ್ಟ ಪಾಪಿಷ್ಟ ಅವರು. ಆ ಯೋಚನೆ ಮಾಡಬೇಕು, ದೇವರನ್ನು ಬಿಟ್ಟವರು ಎಂದೂ ಬದುಕೋದಿಲ್ಲ, ದೇವರು ಹಿಡಿದವರು ಎಂದೂ ಸಾಯೋದಿಲ್ಲ. ಕೃಷ್ಣ ಆ ರೀತಿ ಕಾಪಾಡ್ತಾನೆ ಅರ್ಜುನ, ಈಗ ಹೊಡಿ, ಯೋಚನೆ ಮಾಡಬೇಡ, ಅವನು ಬ್ರಹ್ಮಾಸ್ತ್ರ ಹೊರಟೋದು ಈಗ ಹೊಡಿ ಅಂತ ಹೇಳ್ತಾನೆ. ಆಗ ಹೊಡೆಯಲೇ ಶುರು ಮಾಡ್ತಾರೆ. ಆ ಕ್ಷಣಕ್ಕೆ ಕರ್ಣನ ರಥ ಸಿಕ್ಕಾಕೊಂಡ್ಬಿಡುತ್ತೆ ಭೂಮಿಯೊಳಗೆ ಒಂದು ಗಾಲಿ. ಆಗ ಕರ್ಣ ಕೆಳಗಿಡಿತಾನೆ, ಎತ್ತಕ್ಕೆ ಹೋಗ್ತಾನೆ. ಕೃಷ್ಣ ಅರ್ಜುನ ಸ್ವಲ್ಪ ಅವಕಾಶ ಕೊಡಿ, ರಥ ಎತ್ತಿಬಿಡ್ತೇನೆ, ಸ್ವಲ್ಪ ಗಾಲಿ ಎತ್ತಿಬಿಡ್ತೇನೆ, ಅಲ್ಲಿವರೆಗೂ ಅವಕಾಶ ಕೊಡಿ ಅಂತ ಕೇಳಿದಾಗ ಅರ್ಜುನ ಕೃಷ್ಣನ ಕೇಳ್ತಾನೆ, ಕೃಷ್ಣ ಏನು ಮಾಡಲಿ ಅಂತ ಕೇಳ್ತಾನೆ. ಅದೇ ಧಿಯೋ ಯೋನ ಪ್ರಚೋದ, ಕೃಷ್ಣನ ಅಪ್ಪಣೆ ಕೇಳಿ ಮಾಡಬೇಕು. ಕೃಷ್ಣ ಹೇಳ್ತಾನೆ, ಸುಮ್ಮನೆ ಹೊಡಿನೇ ಅದನ್ನು ಕೇರ್ ಮಾಡಕ್ಕೆ ಹೋಗಬೇಡ, ಪಡೆದು ಬಿಡವ ನನ್ನ. ಕೃಷ್ಣ ಅಧರ್ಮ ಆಗೋದಿಲ್ವೇ? ಕರ್ಣ ಹೇಳ್ತಾನೆ, ಅರ್ಜುನ ನೀನು ಮಹಾವೀರ ಧರ್ಮಿಷ್ಠ, ನಾನು ಕೆಳಗಿದ್ದೇನೆ, ಹೊಡಿಬೇಡ, ಧರ್ಮ ಅಲ್ಲ ಅಂತ ಹೇಳ್ತಾನೆ. ಕೃಷ್ಣ ಏನು ಮಾಡಲಿ ಅಂತಾನೆ, ನಾನೇ ಉತ್ತರ ಕೊಡ್ತೀನಿ, ಸುಮ್ಮನೆ ಇರು ಅಂತ ಹೇಳ್ತಾನೆ ಕೃಷ್ಣ. ಕರ್ಣ ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಅಭಿಮನ್ಯುನ ಕೊಂದಿರಲ್ಲ, ಏನು ಮಾಡಿದ್ರಿ ಆಗ? ಒಬ್ಬ ಹುಡುಗನ್ನೆಲ್ಲ ಸೇರಿ ಕೊಂದಿರಲ್ಲ, ಧರ್ಮನ ಅದು ಒಂದು, ಇದು ಧರ್ಮ ಮಾತಾಡ್ತೀಯಲ್ಲ. ಈಗ ನಿನ್ನ ಧರ್ಮ ಗೊತ್ತಾಯ್ತಲ್ಲ, ಅವತ್ತೇ ಗೊತ್ತಿದ್ದಿಲ್ಲ ಧರ್ಮ ನಿನಗೀಗ. ದ್ರೌಪದಿ ಅವಮಾನ ಮಾಡಿದ ಧರ್ಮ ಎಲ್ಲಿ ಹೋಗಿತ್ತು ನಿಮಗೆ? ಎಲ್ಲ ನೆನಪು ಮಾಡ್ತಾನೆ ಕೃಷ್ಣ. ಅರ್ಜುನ ಇವನು ಕೇಳಬೇಕು, ಹೋಗೋಣ, ಹೊರದಾಕ್ಬಿಡು ಅಂತ ಹೇಳಿದನು. ಆ ಕ್ಷಣಕ್ಕೆ ಅರ್ಜುನ ಅಂಜನಿಕ ಅಸ್ತ್ರವನ್ನು ತಗೊಳ್ತಾನೆ, ಪಾರ್ವತಿ ಕೊಟ್ಟ ಅಸ್ತ್ರ ಅದು ಒಂದು ತಗೊಂಡು ಕರ್ಣನ ಎಲೆ ಗುರಿಯಿಟ್ಟು ಹೊಡಿತಾನೆ. ಸೋತ್ಸೇದ ಅವಪದಚ್ಚಿರ ಅಪರಾಹ್ನೇ ಅಪರಾಹ್ನಸ್ಯ, ಎರಡನೇ ದಿವಸದ ಯುದ್ಧ ಕರ್ಣಂದು, ಸಾಯಂಕಾಲದ ಹೊತ್ತು ಅಪರಾಹ್ನದ ಕಾಲ ಒಂದು ಬಾಣ ಹೊಡೆದ್ರೆ ಕರ್ಣನ ಹತ್ರ ಅಷ್ಟು ಮೇಲೆ ಹಾರಿತಂತೆ, ಅಷ್ಟು ಜೋರಾಗಿ ಹಾರಿತಂತೆ, ಕೆಳ ಧಪ್ಪಂತ ಬಿತ್ತಂತೆ. ಕರ್ಣನ ದೇಹದಿಂದ ಹೊರಟ ಸೂರ್ಯನ ತೇಜಸ್ಸು ಮೇಲೆ ಕರಡೋಗ್ಬಿಡ್ತಂತೆ. ಕೃಷ್ಣ ಹೇಳಿ ಕರ್ಣನನ್ನು ಕೊಲಿಸಿಬಿಡ್ತಾನೆ. ಇದು ಯಾತಕ್ಕೆ ಮಾಡಿದ ಅಂದರೆ, ಇದೇ ಕೃಷ್ಣ ರಾಮ, ಅದೇ ಅರ್ಜುನ ವಾಲಿ, ಅದೇ ಕರ್ಣ ಸುಗ್ರೀವ. ರಾಮಾಯಣಕ್ಕೆ ಹೋಗ್ಬೇಕು ನಾವಾಗ. ಆ ಸುಗ್ರೀವ ರಾಮದೇವರನ್ನು ಕೇಳಿ, ಕರ್ಣನ ಸುಗ್ರೀವನ ಮಾತನ್ನು ಕೇಳಿ ರಾಮದೇವರು ವಾಲಿನ ಕೊಂದಿರ್ತಾರೆ. ವಾಲಿ ಅರ್ಜುನ, ಈಗ ವಾಲಿ ಅರ್ಜುನ ಅಲ್ಲಿ ತಾನು ವಾಲಿಯನ್ನು ಕೊಂದಿದ್ದ. ಈ ವಾಲಿಯಾದ ಅರ್ಜುನನ ಕೈಯಲ್ಲಿ ಸುಗ್ರೀವನಾಗಿದ್ದ ಕರ್ಣನನ್ನ ಕೊಲ್ಲಿಸ್ತಾ ಇದ್ದಾನೆ ಕೃಷ್ಣ. ಅದು ಕಾಂಪೆನ್ಸೇಟ್ ಮಾಡ್ತಿದ್ದಾನಂತೆ, ಆಚಾರ್ಯ ಬರೀತಾರೆ, ವಾಲಿವದ ಅನುನಯಾಯ, ಕಾಂಪೆನ್ಸೇಟ್ ಮಾಡಿದ್ದಾನಂತೆ. ಅಲ್ಲಿ ತಾರೆ ಕೊಂದಿದ್ದೆ ಅವನ ಕೈಯಲ್ಲಿ ಕೊಲಿಸಿದ. ಎಷ್ಟು ತೋರಿಸ್ತಾರೆ ಗೊತ್ತಾ? ಅಲ್ಲಿ ವಾಲಿನ ಯಾತಕ್ಕೆ ಕೊಂದಿದ್ದು ಹರಿವಾಯುಗಳನ್ನು ಬಿಟ್ಟಿದ್ದಕ್ಕೆ, ಇಲ್ಲಿ ಕರ್ಣನ ಯಾತಕ್ಕೆ ಕೊಲ್ತಿರೋದು ಹರಿವಾಯುಗಳನ್ನು ಬಿಟ್ಟಿದ್ದಕ್ಕೆ. ಸೇಮ್ ರೀಸನ್, ರೀಸನ್ ಚೇಂಜ್ ಆಗಿಲ್ಲ, ವ್ಯಕ್ತಿಗಳು ಚೇಂಜ್ ಆಗಿದ್ದಾರೆ ಅಷ್ಟೇ ಹೊರತು, ಯಾರು ಬಿಟ್ಟು ಹರಿವಾಯುಗಳನ್ನು ಬಿಟ್ಟರೆ ಬೀಳಲೇಬೇಕು ಅಂತ ತೋರಿಸಿಕೊಡ್ತಾನೆ. ಕರ್ಣನ ಕಥೆ ಮುಗೀತು. ಮುಂದೆ ಶಲ್ಯ ಪರ್ವ ಬಂತು, ಅದರಲ್ಲಿ ಎಲ್ಲರೂ ಸತ್ತು ಹೋಗ್ತಾರೆ. ದುರ್ಯೋಧನ ಹೋಗಿ ಆ ಇದೆಲ್ಲ ಅಡ್ಕೊಂಡ್ಬಿಡ್ತಾರೆ ಆ ದ್ವೈಪಾಯನ ಸರೋವರದೊಳಗೆ. ಜನ ತಪ್ಪಿಟ್ಕೊಂಡಿರ್ತಾರೆ ವೈಶಂಪಾಯನ ಸರೋವರ ಅಂತ, ವೈಶಂಪಾಯನ ಸರೋವರ ಅಲ್ಲ ಅದು, ಆ ದ್ವೈಪಾಯನ ಸರೋವರ ಅಂತ ಇವತ್ತಿಗೂ ಇದೆ ಸರೋವರ. ಬಳಿಕೋತಾರೆ, ಅಲ್ಲೆಲ್ಲ ಬರ್ತಾರೆ ಪಾಂಡವರೆಲ್ಲ ಕೂಡ. ಆಗ ಕರಿಬೇಕಾಗಿದೆ, ಕೊನೆಗೆ ದುರ್ಯೋಧನ ಹೊರಗೆ ಬರ್ತಾನೆ. ಆರಿಸ್ಕೊ, ಯಾರು ಬೇಕಾದ್ರೂ ಆರಿಸ್ಕೊಳ್ಳಿ, ಒಬ್ಬನೇ ಒಬ್ಬನು ಕೂತಿದ್ದಾನೆ. ಈಗ ಧರ್ಮರಾಜ್ ಹೇಳ್ತಾನೆ, ಯಾರನ್ನು ಬೇಕಾದ್ರೆ ಆರಿಸ್ಕೊಂಡ್ಬಿಡು, ನೀನೀಗ ಇಷ್ಟಪಟ್ಟ ಆಯುಧ ತಗೋ, ಯಾರು ಬೇಕಾದ್ರೂ ಆರಿಸ್ಕೋ, ನೀನು ಗೆದ್ರೆ ನಿನಗೆಲ್ಲ, ಇಲ್ಲ ಹೋದ್ರೆ ನಮಗೆ. ಆಗ ದುರ್ಯೋಧನ ಯೋಚನೆ ಮಾಡಿಬಿಟ್ಟು ಭೀಮಸೇನ ಆರಿಸ್ಕೊಂಡು ಬಿಟ್ಟನಂತೆ. ಆ ಕೃಷ್ಣ ಕೇಳ್ತಾನೆ, ಧರ್ಮರಾಜ ಎಂಥ ಕೆಲಸ ಮಾಡಿದ್ದೆ ಪುಣ್ಯಾತ್ಮ, ನೀನು ಯಾರನ್ನ ಬೇಕು ಆರಿಸ್ಕೊಬಿಡು ಅಂತ ಹೇಳಿದ್ದೀಯಲ್ಲ, ನಿನ್ನ ಆರಿಸ್ಕೊಂಡ್ರೆ ಏನು ಗತಿ ಆಗ್ತಿತ್ತು ಅಂತ ಕೇಳ್ತಾರೆ. ನಿನ್ನ ಆರಿಸ್ಕೊಂಡ್ರೆ, ನಕಲನ್ನ ಆರಿಸ್ಕೊಂಡ್ರೆ ಏನು ಗತಿ ಆಗ್ತಿತ್ತು? ಬರೀ ಮತ್ತೊಮ್ಮೆ ಜೂತಾದ್ರು ಬರೀ ಜೂತನೇ ಆಡಿದಾಗ ಆಡ್ತೀಯಲ್ಲ, ತಗೋತಾರೆ ಒಂಥರ, ಒಂಥರ ಇದು ಜೂಜು ಆಡಿದಾಗ ಆಗ್ತಿತ್ತಲ್ವಾ ನೀನೀಗ, ಎಂಥ ಕೆಲಸ ಮಾಡಿದೆ ಅಂತ ಕೇಳಿದ ತಕ್ಷಣ ಉತ್ತರ ಒಂದೇ, ಕೃಷ್ಣ ಈ ರೀತಿಯೆಲ್ಲ ಸರಿ ಮಾಡಲಿಕ್ಕೆ ಅಂತ, ಅದೊಂದೇ. ಏನು ಮಾತು ಕೃಷ್ಣ ಬ್ಯಾಲೆನ್ಸ್ ಮಾಡಬೇಕಂತೇಳಿ, ಅದಕ್ಕೆ ಹರಿದೇವ ಪರ ಹರಿದೇವರು ಹೇಳ್ತಾರೆ ಇರಬೇಕು ನಾವು ಅದನ್ನು. ಆಗ ಯುದ್ಧ ಶುರುವಾಯಿತು. ಕೃಷ್ಣ ಭೀಮಾರ್ಜುನರ ಯುದ್ಧ ನಡೆದಿದೆ, ಭೀಮ ಮತ್ತು ದುರ್ಯೋಧನ ಯುದ್ಧ, ದೊಡ್ಡ ಯುದ್ಧ. ಆಗ ಬಲರಾಮದೇವರು ಬರ್ತಾರೆ ಅಲ್ಲಿಗೆ, ಇಬ್ಬರು ನಮಸ್ಕಾರ ಮಾಡ್ತಾರೆ. ಯುದ್ಧ ನಿಲ್ಲಿಸಿ ನಿಲ್ಲಿಸೋದಿಲ್ಲ, ಇಬ್ಬರು ಕೂಡ ಯುದ್ಧ ಶುರು ಮಾಡ್ತಾರೆ. ಒಂದು ಹಂತ ಬಂತು, ಜನ ತಪ್ಪಾಗಿ ಕೇಳಿಬಿಟ್ಟಿರ್ತಾರೆ, ಪಡೆಗೆ ದುರ್ಯೋಧನನ್ನ ಕೊಲ್ಲಕ್ಕೆ ಭೀಮಸೇನದೇವರು ಸಿದ್ಧರಾಗ್ತಾ ಇದ್ದಾರೆ. ಇಲ್ಲಿ ಜನ ತಪ್ಪೇನು ಕೇಳಿರ್ತಾರೆ ಗೊತ್ತಾ? ಒಂದು ಕಡೆಗೆ ಕುಮಾರವ್ಯಾಸ ತಪ್ಪರೆದಿದ್ದಾನೆ, ನಮ್ಮವರು ಕೆಲವು ತಪ್ಪರೆದಿದ್ದಾರೆ. ಆ ಥರ ಗೊತ್ತಿರೋ ಭೀಮಸೇನದೇವರು ಮುಚ್ಚೆ ಬಂದ್ಬಿಡ್ತಂತೆ ಯುದ್ಧದೊಳಗೆ. ಆಗ ದುರ್ಯೋಧನ ಗಾಳಿ ಹಾಕಿದ್ದಂತೆ. ಯಾವ ಕಥೆ ವಾಯುದೇವರಿಗೆ ಗಾಳಿ ಹಾಕ್ಬೇಕ ಇವನು? ಎಲ್ಲರ ಕಥೆ ಬರುತ್ತಾ ಅದು, ಎಲ್ಲರೂ ಕೂಡ ಪೂರ್ತಿ ಫೂಲಿಶ್ ಕಲ್ಪನೆ ಅದು, ಹಾಗೆ ನಡೆದೇ ಇಲ್ಲ. ದುರ್ಯೋಧನ ಭೀಮಸೇನ ದೇವರು ಯುದ್ಧ ಹೊಡಿತಾ ಇದ್ದಾರೆ. ಆ ಸಮಯಕ್ಕೆ ಏನು ಆಗಿಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗಲೇಬೇಡಿ. ಭೀಮಸೇನ ದೇವರಿಗೆ ಅಜ್ಞಾನದ ಹೆಸರಿಲ್ಲ, ಆ ಶಕ್ತಿಯ ಹೆಸರು ಕೂಡ ಇಲ್ಲ. ಅವರು ಕೊಳ್ಳೋದಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಯಾವುದಕ್ಕೆ ವೇಟ್ ಮಾಡ್ತಾರೆ ಗೊತ್ತಾ, ಎರಡು ಕಾಯ್ಬೇಕಾಗಿದೆ ಅವರು. ಒಂದು ಶಪಥ ಮಾಡಿದ್ದಾರೆ, ಎರಡು ತೊಡೆ ಮುರಿತೇನೆ ಅಂತ ಶಪಥ ಮಾಡಿದ್ದಾರೆ, ಎರಡು ತೊಡೆ ಮುರಿತೇನೆ ಅಂತ ಹೇಳಿದ್ದಾರೆ. ಎರಡು ತೊಡೆ ಯಾವಾಗಲೂ ನಾಭಿಯಿಂದ ಕೆಳಗೆ ಹೊಡಿಬಾರದು, ಅದು ನಿಯಮ. ಅದು ನಿಯಮಭಂಗವಾಗದಂತೆ ತೊಡೆ ಮುರಿಬೇಕು, ಅವ್ರು ಮಾಡಿರೋ ಸಂಕಲ್ಪ ಅದು. ಇತ್ತು ಕೃಷ್ಣ ಏನು ಮಾಡ್ತಾನಾಗ, ಎಲ್ಲಿ ಹೊಡೆದು ದುರೋಧನ ಏನಾಗ್ತಿದ್ದಿಲ್ವಂತೆ, ಆಗ ತೊಡೆ ತೊಡೆ ತೊಡಗೊಂಡಂತೆ ಕೃಷ್ಣ. ಅವೆಲ್ಲ ಕಥೆಗಳಷ್ಟೇ, ತಡೆ ತೊಟ್ಟು ನಮಗೇನು ಬಾಧಕ ಇಲ್ಲ, ಭೀಮಸೇನೆ ಗೊತ್ತಾಗಲಿಲ್ಲ ಅದಕ್ಕೆ ತೊಡೆ ತೊಟ್ಟಿಕೊಂಡ ಅಂತ ಹೇಳೋದಕ್ಕೆ ಹೋಗಬಾರದು. ಕೃಷ್ಣ ಅಪ್ಪಣೆ ಕೊಟ್ಟ ಅಂತ ಅರ್ಥ, ತೊಡೆ ಹೊಡೆದು ಕೊಲ್ಲು ಅಂತ ಅಪ್ಪಣೆ ಕೊಟ್ಟ ಅಂತ ಅರ್ಥನೇ ಹೊರತು ಭೀಮಸೇನೆ ಅಜ್ಞಾನದ ಹೆಸರಿಲ್ಲ ಭೀಮಸೇನೆ ದೇವರಿಗೆ. ಅವ್ರು ಹೊಡೆದು ಹಾಕಿಬಿಡ್ತಾರೆ, ಎರಡೂ ತೊಡೆ ಮುಡ್ಕೊಂಡು ಬಿಡ್ತಾರೆ. ಆಗ ಬಲರಾಮದೇವರು ನೋಡ್ತಾರೆ, ಭಾರಿ ಸಿಟ್ಟು ಬರುತ್ತೆ, ಎದ್ದು ನಿಂತ್ಕೋತಾರೆ. ಭೀಮಸೇನ ದುರ್ಯೋಧನ ಕೆಳ ಬಿದ್ದಿರ್ತಾನಲ್ಲ, ಅವನ ತಲೆ ತುಳಿತಾ ಇದ್ದಾರೆ ಜೋರಾಗಿ. ಋಷಭಮ್ಮ ಸಮಾನಾನ ಮಿತಿ ಸೂಕ್ತಂ ದದರ್ಶಃ ಅಂಥೇಳಿ ತಲೆ ತುಳಿತಾ ಇದ್ದಾಗ ನೋಡ್ತಾರ ಅವರು, ಚುಕ್ರೋಧ ಮುಸಲಾಯುಧ. ಬಲರಾಮದೇವರಿ ಭಾರಿ ಸಿಟ್ಟು ಬಂತಂತೆ, ಭೀಮಸೇನ ಇದು ಭಾರಿ ತಪ್ಪು, ಭಾರಿ ತಪ್ಪು, ಅನ್ಯಾಯ ಅಂಥೇಳಿ ಮುಸಲಂ ಹಲಂ, ಅವರ ಆಯುಧ ಒಂದು ವನಕ್ಕೆ ಒಂದು ನೇಗಿಲು ಇದ್ದು ಹೊರಟೇ ಬಿಟ್ರಂತೆ ಮುಂದಕ್ಕೆ. ಆಗ ನಚಜಾಲ ಬೃಕೋದರ, ಭೀಮಸೇನರು ಅಲ್ಲಗಾಡಲಿಲ್ಲ, ಬಲರಾಮದೇವರೇ ಇವರು ತಪ್ಪು ಮಾಡಿದ್ರೆ ಹೊಡೆದು ಬಿಡಿಸಿದ್ದೇನೆ, ಸಪೋರ್ಟ್ ಮಾಡಕ್ಕೆ ಬಂದರೆ ನಾನು ಕೇರ್ ಮಾಡೋದು, ನೀವು ಬಂದರೆ ನಿಮ್ಮೇಲೆ ಯುದ್ಧಕ್ಕೆ ತಯಾರು ಅಂತ ಅರ್ಥ. ಆಗ ಕೃಷ್ಣ ಬರ್ತಾನೆ ಬಲರಾಮದೇವರು ಹಿಂದೆ ಕೇಳ್ಕೊತಾನೆ, ಅಣ್ಣ ತಪ್ಪು ಮಾಡ್ತಾ ಇದ್ದೀನಿ, ನೀನೀಗ ಏನು ಹೇಳ್ತಾ ಇದ್ದಿ, ಭೀಮಸೇನ ಅಧರ್ಮ ಮಾಡಿದ ಅಂತಾನೆ ಹೇಳ್ತಿರೋದು, ತೊಡೆ ಹೊಡೆದಿದ್ ತಪ್ಪು ಅಂತ ಹೇಳ್ತಿ, ತಲೆ ತೊಡೆದು ತಪ್ಪು ಅಂತ ಹೇಳ್ತಿ, ತಪ್ಪಲ್ಲ. ಭೀಮೇ ಅಧರ್ಮೋ ನ ವಿದ್ಯತೆ, ಮಹಾಭಾರತ ಓದಬೇಕು, ಭೀಮಸೇನ ತಪ್ಪು ಮಾಡಿಲ್ಲ. ಈ ಮಾತನ್ನ ಭೀಮಸೇನ ದೇವರ ಬಗ್ಗೆ ಕೃಷ್ಣ ಏನು ಹೇಳಿದ್ದಾನಲ್ಲ, ಇನ್ ಯಾರ ಬಗ್ಗೆನೂ ಕೃಷ್ಣ ಇಂಥ ಮಾತನ್ನ ಆಡೋದಿಲ್ಲ. ಭೀಮ ಅಂದ್ರೆ 100% ಕರೆಕ್ಟ್, ಭೀಮೇ ಅಧರ್ಮೋ ನ ವಿದ್ಯತೆ, ಭೀಮನಲ್ಲಿ ಅಧರ್ಮದ ಹೆಸರು ಇಲ್ಲ, ಇದು ಕೃಷ್ಣನ ಮಾತಿದ್ವರು. ಅಂದ್ರೆ ಅಣ್ಣ ಬಲರಾಮ ತಪ್ಪು ಮಾಡ್ತಿದ್ದಾನೆ, ಭೀಮಸೇನ ತಪ್ಪು ಮಾಡ್ತಾ ಇಲ್ಲ, ಭೀಮನ ಅಧರ್ಮ ಇಲ್ಲ ಅಂದ್ರೆ ಒಂದೇ, ವಾಯುದೇವರಲ್ಲಿ ತಪ್ಪಿಲ್ಲ ಅಂದ್ರೆ ಒಂದೇ, ಮಧ್ವಾಚಾರ್ಯ ಸ್ವರೂಪದಲ್ಲಿ ಒಂದೂ ತಪ್ಪಿಲ್ಲ ಅಂತ ಕೃಷ್ಣನ ಸರ್ಟಿಫಿಕೇಟ್ ಅದು. ಹೋಗಿ ಆಚಾರ್ಯರು ಎಂದೆಂದೂ ತಪ್ಪು ಬರೆಯೋದಿಲ್ಲ, ಅವರ ಮಾತು ಅಂದ್ರೆ ಮಾತು. ಆಗ ಬಲರಾಮದೇವರು ಆ ಕಡೆ ಹೊರಟೋಗಿಬಿಡ್ತಾರೆ. ಭೀಮಸೇನ ಕೃಷ್ಣ ಅಷ್ಟು ಪ್ರಶಂಸೆ ಮಾಡ್ತಿದ್ದಾನೆ, ಪ್ರಾಣಾಯಾಮ ವಾಸುದೇವಂ ಅಂದ್ರೆ ಅದೇ, ಅಷ್ಟು ಮಾಡಿ ಭೀಮಸೇನ ದೇವರು ಕೃಷ್ಣನಿಗೆ ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸ್ತಾರೆ. ಮುಂದೆ ಅವತ್ತು ರಾತ್ರಿ ಭಾರಿ ಭಯಂಕರವಾದ ವಾತಾವರಣ ಬಂತು, ವಿಚಿತ್ರವಾದ ಪ್ರಸಂಗ ಬಂತು, ದುರ್ಯೋಧನ ಸಾಯ್ತಾ ಇದ್ದಾನೆ. ಆಗ ಬಲರಾಮದೇವರು ಬೈದಾಗ ಧರ್ಮರಾಜನ ಸ್ವಲ್ಪ ಶಂಕೆ ಬಂತಂತೆ, ಕೃಷ್ಣ ಬಲರಾಮದೇವರೇ ಭೀಮ ಮಾಡಿ ತಪ್ಪು ಅಂತ ಹೇಳುತ್ತಿದ್ದಾರೆ, ತಪ್ಪು ಮಾಡಿದ್ದ ಭೀಮಸೇನ ಅಂದರೆ ಕೃಷ್ಣ ಏನು ಮಾಡಿದನಂತೆ, ಹಾಗೆಲ್ಲ ಹೇಳಬಾರದು ಧರ್ಮರಾಜ, ತಪ್ಪು ಮಾಡಿಲ್ಲ ಭೀಮಸೇನ ಅಂತ ಕೃಷ್ಣ ಹೇಳ್ತಾನೆ. ಆ ಸಮಯಕ್ಕೆ ದುರ್ಯೋಧನ ಕೇಳಿಸ್ಕೋತಾರೆ, ಕೇಳಿಸ್ಕೊಂಡು ಮಾತಾಡ್ತಾನೆ, ಕೃಷ್ಣ ಪಾಂಡವರು ಭಾರಿ ಒಳ್ಳೆಯವರು, ನಿನ್ನಿಂದ ಪಾಂಡವರು ಕೆಟ್ಟರು ಅಂತ ಹೇಳ್ತಾನೆ. ಗೊತ್ತಾಯ್ತಾ ದುರ್ಯೋಧನ ಮಾತು, ನಿನ್ನಿಂದ ಪಾಂಡವರು ಕೆಟ್ಟ ಹೋಗಿಬಿಟ್ರು, ಪಾಂಡವರು ಭಾರಿ ಒಳ್ಳೆಯವರು, ನಿನ್ನಿಂದ ಕೆಟ್ಟ ಹೋಗಿಬಿಟ್ಟೆ, ಮಿಸ್ಗೈಡ್ ಮಾಡಿದ್ದೀನಿ ಅವರನ್ನು, ನಿನ್ನಂಥ ಪಾಪಿ ಇಲ್ಲ ಅಂತ ಹೇಳ್ತಾರೆ ಕೃಷ್ಣನಿಗೆ ಗೊತ್ತ ದುರ್ಯೋಧನ, ನಿನ್ನಂಥ ಪಾಪಿ ಇಲ್ಲ ಜಗತ್ತಿನೊಳಗೆ, ದೋಷ ದೂರ ಪರಮಾತ್ಮ ಅವನನ್ನು ದೋಷಿ ಅಂತ ಕರೀತಾನಲ್ಲ, ಗುಣಪೂರ್ಣನನ್ನು ನಿರ್ಗುಣ ಅಂತ ಕರೆದಾಗ ಆಯ್ತಲ್ಲ ಇದು ಒಂದು. ಇಷ್ಟು ಬೈದು ಅವನು ದುರ್ಯೋಧನ ಇದ್ದ ಕಾಲಕ್ಕೆ ಕೃಷ್ಣ ಹೇಳ್ತಾರೆ, ದುರ್ಯೋಧನ ನಿಜವಾದ ಪಾಪಿಷ್ಟ ನೀನು, ನಿನ್ನಂಥ ಪಾಪಿ ಯಾರೂ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ದುರ್ಯೋಧನ ಮತ್ತೆ ಹೇಳ್ತಾನೆ, ನನ್ನಂಥ ಪುಣ್ಯವಂತನೇ ಇಲ್ಲ ಅಂತ ಹೇಳ್ಕೊಂಡ ದುರ್ಯೋಧನ, ಅವನ ಮಾತು ಕೇಳಿದ್ರೆ ಗೋವಿಂದ ನನ್ನಂಥ ಪುಣ್ಯವಂತನೇ ಇಲ್ಲ ಅಂತ ಹೇಳ್ತಾನೆ. ಕೋಂತು ಸ್ವಂತ ತರೋಮಯ, ಕೋನು ಸ್ವಂತ ತರೋಮಯ, ಮಹಾಭಾರತದ ವಾಕ್ಯ, ನನ್ನಿಂತ ಸುಖಪುರುಷನಿಲ್ಲ ಅಂತ ಹೇಳಿದನಂತೆ. ಹೇಳಿದಾಗ ಏನಾಯ್ತು ಗೊತ್ತೇನಾಗ, ಅವನ ಮೇಲೆ ಪುಷ್ಪವೃಷ್ಟಿ ಆಯ್ತಂತೆ, ಅವನ ತಲೆ ಮೇಲೆ ಧರ್ಮರಾಜನ ಗತಿ ಕೇಳಬೇಕಾ. ಈ ರೀತಿ ಪುಷ್ಪವೃಷ್ಟಿ ಆದಮೇಲೆ ತಮ್ಮದೇ ತಪ್ಪು ದುರ್ಯೋಧನ ಸರಿ ಅಂತ ಆಗಿಬಿಡ್ತಲ್ಲ. ದುರ್ಯೋಧನ ನೋಡ್ತಾನೆ, ನೋಡಿದ್ಯಾ ಕೃಷ್ಣ ಪುಷ್ಪವೃಷ್ಟಿ ಆಯ್ತು ನನ್ನ ಮೇಲೆ ಅಂತ ಹೇಳಿದ ತಕ್ಷಣ ಕೃಷ್ಣ ಹೇಳ್ತಾನೆ, ದುರ್ಯೋಧನ ಇಂಥ 1000 ಪುಷ್ಪವೃಷ್ಟಿ ಆದರೂ ಬೆಲೆ ಇಲ್ಲ, ಯಾತಕ್ಕೆ ಗೊತ್ತಾ, ನೀನು ಮಾಡಿದ್ರೆ ಅಧರ್ಮ, ನಿನಗೇನಾದರೂ ಸದ್ಗತಿ ಆಗೋದಾದರೆ ಧ್ವಾಂತಂ ಸೂರ್ಯವತ್ಸಾತ್ ಪ್ರಕಾಶಕಂ ಅಂತ ಕೃಷ್ಣ ಹೇಳ್ತಾನೆ. ಕತ್ತಲೆ ಸೂರ್ಯನಂತೆ ಹೊಳೆಯುತ್ತೆ ಅಂತ ಹೇಳೋದು ಎಷ್ಟು ತಪ್ಪೋ, ನಿನಗೆ ಸದ್ಗತಿ ಆಗದೆ ಅಷ್ಟೇ ತಪ್ಪು ಅಂತ ಕೃಷ್ಣ ಹೇಳ್ತಾನೆ. ಪುಷ್ಪವೃಷ್ಟಿ ಆಗಿದೆಯಿಲ್ಲ ಅಂದರೆ ಇದೆಲ್ಲ ಲೆಕ್ಕ ಇಲ್ಲ, ಪುಷ್ಪವೃಷ್ಟಿಯಿಂದ ಅಳಿಬಾರದು, ಯೋಗ್ಯತೆಯಿಂದ ಅಳಿಬೇಕು ಅಂತ ಕೃಷ್ಣ ಹೇಳ್ತಾನೆ. ಇದೆಲ್ಲ ಜ್ಞಾಪಕ ಇರಬೇಕು ನಮಗೆ, ದುರ್ಯೋಧನನ ಮೇಲೆ ಪುಷ್ಪವೃಷ್ಟಿ ಆಯಿತು, ಮಹಾಪಾಪಿಷ್ಟ, ಕಲಿಯುಗದಲ್ಲಿ ಅಂಥವರಿಗೆ ಭಾರಿ ಸನ್ಮಾನ ಆಗೋದು ಅಂತ ಅರ್ಥ. ಕಲಿಯುಗದಲ್ಲಿ ಪಾಪ ಮಾಡಿದ ತಕ್ಷಣ ಹಾಳ ಹಾಕಿಬಿಡ್ತಾರೆ ಅಂತ ಕಾಲ ಇದು ಅಂತ ದುರ್ಯೋಧನ ಯುಗ ಇತ್ತು. ಆದರೆ ಪುಷ್ಪವೃಷ್ಟಿ ಇನ್ನೊಂದು ಕಥೆ ಬೇರೆ ಪುರಾಣದಲ್ಲಿ ಹೇಳ್ತಾರೆ, ಧರ್ಮರಾಜನ ಭಾರಿ ಗಾಬರಿ ಆಯ್ತಂತೆ, ಅಂತೂ ಪುಷ್ಪವೃಷ್ಟಿ ಆಯ್ತಲ್ಲ ಕೃಷ್ಣ ಅಂತ ಕೇಳಿದ ತಕ್ಷಣ ಬಾಯಿಲ್ಲಿ ಅಂತ ಕರ್ಕೊಂಡೋಗಿ ಕೃಷ್ಣ ಹೂ ತೋರಿಸು ವಾಸನೆ ನೋಡು ಅಂದಂತೆ. ಕೆಟ್ಟ ಹೊಲಸು ವಾಸನೆ ಇತ್ತು ಅವೆಲ್ಲ ಕೂಡ, ಆಯ್ತಾ ಯಾರು ಚರಂಡಿ ಪುಷ್ಪ ಹಾಕಿದ್ದಾರೆ ಯೋಚನೆ ಮಾಡಬೇಡ ಅಂತ ಅರ್ಥ. ಅವು ಒಳ್ಳೆ ಪುಷ್ಪ ಅಲ್ಲ, ಕೆಟ್ಟ ಪುಷ್ಪ, ಎಷ್ಟೋ ಸಭೆಗಳಲ್ಲಿ ಇನ್ನೊಬ್ಬರಿಗೆ ಹಾಕಿದಾರ ಹಾಕಿಬಿಡ್ತಾರೆ ತಂದುಬಿಟ್ಟು, ಅವರಿಗೆ ಇಸ್ಕೊಂಡಿದ್ರೆ ಒಂದೇ ಹಾಕ್ತಿರೋದು, ಇನ್ನೊಬ್ಬರಿಗೆ ಹಾಕ್ತಿರೋದೇ ಹಾಕ್ತಿರೋದೇನೆ ಅಂತ ರಾಶಿಗಳೋದಕ್ಕಿಂತ ಸುಮ್ಮನೆ ಇರೋದು ಕ್ಷೇಮ. ಆದರೆ ಆಚಾರ್ಯ ಮೇಲೆ ಆಯ್ತಲ್ಲ ಪುಷ್ಪವೃಷ್ಟಿ ಅಂಥದ್ದು ಗೊತ್ತಾ ಅದು. ಇದು ನಿಗದಿತವಂತಸ್ತತ್ರ ವೃಂದಾರ ಕೇಂದ್ರಾಹ ಗುರು ವಿಜಯ ಮಹಾಂತಂ ಲಾಲಯಂತೋ ಮಹಾಂತಂ ಪುರುಷು ಅಖಿಲ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿದಯಿತ ವರಿಷ್ಠೇ ಶ್ರೀಮದ್ ಆನಂದ ತೀರ್ಥೇ. ಅವ್ರ ಮೇಲಾಗಿದ್ದ ಪುಷ್ಪವೃಷ್ಟಿ ಮಂದಾರ ಪಾರಿಜಾತಾದಿ ಪುಷ್ಪಗಳು, ಇದು ನೋಡಿದರೆ ಕೆಲಸ ಹೊಲಸು ಪುಷ್ಪಗಳಿವೆಲ್ಲ ಕೂಡ. ಅಷ್ಟೊತ್ತಿಗೆ ಕೃಷ್ಣ ಏನು ಮಾಡಿದಂತೆ, ಧರ್ಮರಾಜ ಒಂದು ನಿಮಿಷ ಇರು, ನನಗೆ ಅರ್ಜೆಂಟ್ ಬರ್ತೀರಿ ಅಂತ ಹೊರಟುಬಿಟ್ನು. ಎಲ್ಲಿಗೆ ಹೋದ ಗೊತ್ತಾ, ಧೃತರಾಷ್ಟ್ರ ಗಾಂಧಾರಿ ಹತ್ರ ಹೋಗ್ತಾನೆ. ಯಾತಕ್ಕೆ ಅಂದರೆ ಧರ್ಮರಾಜನಿಗೆ ಭಾರಿ ಹೆದರಿಕೆ ಶುರುವಾಗಿಬಿಟ್ಟಿತ್ತಂತೆ. ಯುದ್ಧ ಮುಗಿದೋಯ್ತು, ಧೃತರಾಷ್ಟ್ರ ಗಾಂಧಾರಿನ ಹೌ ಟು ಫೇಸ್ ದೆಮ್ ಅಂತ ಹೇಗೆ ಫೇಸ್ ಮಾಡಬೇಕು ಅವರನ್ನು. ಪಾಪ ಹೋಗಿಬಿಟ್ಟು ನಮಸ್ಕಾರ ಮಾಡಿದರೆ ಏನಂತ ನಮಸ್ಕಾರ ಮಾಡಬೇಕು, ನಿಮ್ಮ ಮಕ್ಕಳನ್ನೆಲ್ಲ ಕೊಂದುಬಿಟ್ಟೆ ಅಂತ ನಮಸ್ಕಾರ ಮಾಡಲ್ಲ ನಾನು. ನಾನು ಎಷ್ಟು ದುಃಖ ಆಗುತ್ತೆ ಅವ್ರಿ ಪಾಪ, ಕೃಷ್ಣ ಹೇಗೆ ನಿಂತ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಕೃಷ್ಣ ತಾನು ಹೋದನಂತೆ. ಮೊದಲು ಧೃತರಾಷ್ಟ್ರ ಗಾಂಧಾರಿ ಜೋರಾಗಿ ಅಳುತ್ತಾ ಕೂತು ಬಿಡ್ತಾರೆ, ಹುಚ್ಚ ಬಟ್ಟೆ ಅಳುತ್ತಾರೆ. ಕೃಷ್ಣ ಸುಮ್ಮನೆ ಕೂತಿರ್ತಾನೆ, ಏನು ಸಮಾಧಾನ ಆಗೋದಿಲ್ಲ ಅವರು. ಆಗ ಕೃಷ್ಣ ತಾನು ಜೋರಾಗಿ ಹತ್ತುಬಿಟ್ಟನಂತೆ ಅವ್ರನ್ನ ಕೂತ್ಕೊಂಡು. ಸುಸ್ವರಂ ಪ್ರರೋಧ ಮಹಾಭಾರತ ಹೇಳುತ್ತೆ, ಜೋರಾಗಿ ಹತ್ತನಂತೆ ಕೃಷ್ಣ. ಅವರು ನಿಂತ್ಕೊಂಡಂತೆ ಸುಮ್ಮನಾದ್ರಂತೆ, ಕೃಷ್ಣ ನಾವಂತೂ ಅಳ್ತಾ ಇದ್ದೇವೆ, ನಮ್ಮ ಮಕ್ಕಳು ಸತ್ರು ಅಂತ ಅಳ್ತಾ ಇದ್ದೇವೆ, ನೀನ್ಯಾಕೆ ಅಳತಿ ಅಂತ ಕೇಳಿದ್ರಂತೆ. ನಾನು ಯಾಕೆ ಅಳುತ್ತೇನೆ ಗೊತ್ತಾ, ಅಂತ ಪರಮಪ ಬಿಟ್ಟರು ಸತ್ರು ಅಳುತ್ತೀರಲ್ಲ ಅಂತ ನನಗಳು ಬರುತ್ತೆ ಅಂತ ಹೇಳುತ್ತಾರೆ. ವೀರಪ್ಪನ ಸತ್ತ ಅಂತ ಹತ್ರ ಇವನಿಗೊಬ್ಬ ಇವ್ರ ಫ್ರೆಂಡ್ ಅಂತ ಆಗುತ್ತೋ ಇಲ್ಲ ನೀನೀಗ, ಯಾರೋ ಸತ್ರು ಅಂತ ಅಳಬೇಕಾ, ಅದಕ್ಕೆ ನಿಮ್ಮ ಬಗ್ಗೆ ಅಳು ಬರುತ್ತೆ ಅಂತ ಹೇಳಿದ ಕೃಷ್ಣ. ಆಗ ಸಮಾಧಾನ ಆಯ್ತಂತೆ. ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಕೃಷ್ಣ ಅರ್ಜೆಂಟ್ ಹೋಗ್ಬೇಕು ಅಂತ ಹೊರಟುಬಿಟ್ಟನಂತೆ. ಮಹಾಭಾರತ ಹೇಳ್ತಾರೆ, ದ್ರೌಣೇರ್ ಭಾವಂ ಅಬುಧ್ಯತ. ಕೃಷ್ಣ ಯಾತಕ್ಕೆ ಹೊರಟ ಅಂದ್ರೆ ಅಶ್ವತ್ಥಾಮಾಚ ಅಟ್ಯಾಕ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಶಿಬಿರನ. ಅದು ಕೃಷ್ಣ ಹೊರಟನಂತೆ, ಪಾಂಡವರನ್ನ ಕರೆದಂತೆ, ಪಾಂಡವರೇ ಯುದ್ಧ ಮುಗಿದಿದೆ, ನಾವಿಲ್ಲಿ ಇರಬಾರದೀಗ, ಶಿಬಿರ ಚೇಂಜ್ ಮಾಡಬೇಕು ಬನ್ನಿ ಅಂತ ಕರ್ಕೊಂಡು ಕೌರವರು ಶಿಬಿರ ಶಿಫ್ಟ್ ಮಾಡಿಸ್ಬಿಟ್ಟೆ. ಪಾಂಡವರು ಶಿಬಿರಕ್ಕೆ ಹೋಗ್ಲಿಲ್ವಂತೆ. ಯಾತಕ್ಕೆ ಅಂದರೆ ಬಾಯದ್ರ ತಪ್ಪು ತಿಳ್ಕೊಂಡ್ಬಿಟ್ಟಿರ್ತಾರೆ. ಅಶ್ವತ್ಥಾಮರು ಬಂದು ಶಿಬಿರ ಏನಾದರೂ ಕೊಂದು ಹಾಕಿಬಿಡ್ತಾರೆ, ಪಾಂಡವರು ಕೊಂದು ಹಾಕಿಬಿಟ್ರೆ ಕಷ್ಟ ಅಂತ ಶಿಫ್ಟ್ ಮಾಡದ ಅಂತೇಳಿ. ಅಲ್ಲ, ಅಶ್ವತ್ಥಾಮರು ಬಂದು ಕೊಲ್ತಾರೆ, ಅವ್ರು ಕೊಲ್ಲಬೇಕು ಉಳಿದವ್ರನ್ನ. ಪಾಂಡವರಿದ್ರೆ ಕೊಲ್ಲೋದಕ್ಕಾಗೋದಿಲ್ಲ, ಭೀಮಸೇನ ಇರ್ತಾನಲ್ಲಿ, ಅದಕ್ಕೆ ಅವರೆಲ್ಲ ಸಾಯಲಕ್ಕೆ ಅನುಕೂಲವಾಗಿದ್ದು ಕೃಷ್ಣ ಶಿಫ್ಟ್ ಮಾಡಿಸಿದ್ರು. ಭೀಮಸೇನ ಕೊಲ್ಲ ಸಿಕ್ಕಿದ್ರು ಅಶ್ವತ್ಥಾಮಾಚಾರ್ಯಗೆ ಯೋಚನೆ ಮಾಡಿ ಶಿಫ್ಟ್ ಮಾಡಿಸಿದಂತೆ. ಶಿಬಿರ ಇಳಿತಾ ಇದ್ದಾರೆ, ಎಲ್ಲರೂ ಇಳಿದ್ರು ಶಿಬಿರದ ಮುಂದೆ. ಆಗ ಅರ್ಜುನ ಇಳಿ ಅಂತ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ. ಅರ್ಜುನ ಯಾಕೆ ಕೃಷ್ಣ, ದಿವಸ ನೀನು ಮೊದಲು ಇಳಿದು ಬಿಟ್ಟು ನನ್ನ ಆಮೇಲೆ ಇಳಿಸ್ಕೊಳ್ತಾ ಇದ್ದೆ, ಇವತ್ತಾಗಿ ನಾನು ಮೊದಲು ಇಳಿಬೇಕು ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಅರ್ಜುನ ಸುಮ್ಮನೆ ಇಳಿ ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅರ್ಜುನ ಕೆಳಗಿಳಿದಂತೆ, ಇಳಿದ ತಕ್ಷಣ ಕೃಷ್ಣ ತನ್ನ ಕುದುರೆ ಹಗ್ಗ ಇದ್ವಲ್ಲ ಹೀಗೆ ಬಿಟ್ಟಂತೆ, ಈಗ ಮೇಲೆ ಹನುಮಂತೇವರು ಕೂತಿದ್ರಲ್ಲ ತಕ್ಷಣ ಹಾರಿಬಿಟ್ರಂತ ಆ ಕಡೆಗೆ. ಕೃಷ್ಣ ಈ ಕಡೆ ಜಂಪ್ ಮಾಡಿದಂತೆ ರಥ ಧಗ್ಗ ಅಂತ ಹೊಡೆದು ಬೂದಿ ಆಗಿಬಿಡುತ್ತೆ. ಅರ್ಜುನ ನಾನು ಆಮೇಲೆ ಹೇಳಿದ್ರೆ ಏನಾಗ್ತಿದ್ದು ಗೊತ್ತಾ ನಿನಗೆ, ಇಷ್ಟೊತ್ತು ನೀನು ಇಲ್ಲೇ ಕೂತಿದ್ರೆ ಏನಾಗ್ತಿದ್ದು ಗೊತ್ತಾ ಅಂತ ತೋರಿಸ್ತಾರೆ. ಉರಿದೋಗ್ಬಿಡ್ತಿದ್ದು ಇಷ್ಟೊತ್ತಿಗೆ ಹಾಗೇನೆ, ಏನು ಕೃಷ್ಣ ಯಾತಕ್ಕೀಗಾಯ್ತು ಅಂತ ಕೇಳ್ತಾರೆ. ಅರ್ಜುನ ಅಶ್ವತ್ಥಾಮರು ದ್ರೋಣರು ಭೀಷ್ಮರು ಬಾಣ ಬಿಟ್ಟಿದ್ರಲ್ಲ, ಯಾರ ಬಾಣಗಳು ಗೊತ್ತಾವು, ಪರಶುರಾಮರು ಕೊಟ್ಟ ಬಾಣಗಳು. ಅವ್ರು ಯಾರು ಗೊತ್ತಾ, ನಾನೇ ಪರಶುರಾಮ, ನನ್ನ ಅಸ್ತ್ರಗಳೆಲ್ಲ ಅಮೋಘ ಅಸ್ತ್ರಗಳು, ಅವತ್ತೇ ಸುಟ್ಟು ಬೂದಿ ಆಗಬೇಕಾಗಿತ್ತು, ನಾಗದಂತೆ ತಳೆದಿದ್ದೆ ಅಷ್ಟೇ ನಾನು, ಅಸ್ತ್ರಗಳು ವೇಸ್ಟ್ ಆಗಬಾರದು, ಅದಕ್ಕೆ ಇವತ್ತು ಉರಿದು ಹೋಗ್ತಿತ್ತು, ಪೆಂಡಿಂಗ್ ಇಟ್ಟಿದ್ದೆ, ಪೆಂಡಿಂಗ್ ಎಂಕ್ವೈರಿ ಇಟ್ಟಿರ್ತಾರೆ, ಆಟ ಬಿಟ್ಟಿದ್ದೆ, ಈಗ ಮುಗಿಸಿಬಿಟ್ಟೆ ಅಂತ ಹೇಳ್ತಾರೆ. ಅದಕ್ಕೆ ಇಷ್ಟು ದಿವಸ ಮೊದಲು ನಾನು ಹಿಡಿತಿದ್ದೆ, ಇವತ್ತು ಫೈನಲ್, ಅದಕ್ಕೆ ನಾನು ನಿನ್ನ ಹಿಡಿಸ್ತೆ ಮೊದಲು. ಇದೆಲ್ಲ ಅರ್ಥ ಮಾಡಿಕೊಡು, ಅರ್ಜುನ ಎಷ್ಟು ಸಾಯ್ಬೇಕಾಗಿತ್ತು ಗೊತ್ತಾ, ಅರ್ಜುನ ಎಲ್ಲಿ ನೋಡಿದ್ರು ಕೂಡ ಅರ್ಜುನ ಆಪತ್ತು ಆಪತ್ತು ಆಪತ್ತು, ಕೃಷ್ಣ ಹ್ಯಾ ಕಾಪಾಡ್ತಿದ್ದಾನೆ ಗೊತ್ತಾಯ್ತಾ. ಅದಕ್ಕೆ ಯುದ್ಧದಲ್ಲಿ ಕೃಷ್ಣನ ಪಾತ್ರ ಏನು ಅನ್ನೋದಕ್ಕೆ ಒಳ್ಳೆ ನಿದರ್ಶನ ಇದು. ಮುಂದೆ ಏನೇನು ನಡೀತಾ ವಿಚಾರ ಬೇಡ ಈಗ. ಆಮೇಲೆ ಯುದ್ಧ ಮುಗಿದೋಯ್ತು. ಯಥಾ ಪ್ರಕಾರ ಯುದ್ಧ ಮುಗಿದ ಮೇಲೆ ಸ್ತ್ರೀ ಪರ್ವ ಬರ್ತದೆ, ಎಲ್ಲ ಸತ್ತು ಬಿದ್ದಿರ್ತಾರಲ್ಲ ಅವ್ರು ನೋಡ್ಲಿಕ್ಕೆ ಅಂತ ಎಲ್ಲರೂ ಹೋಗ್ತಾರೆ. ವೇದವ್ಯಾಸರು ಧೃತರಾಷ್ಟ್ರ ಗಾಂಧಾರಿ ಎಲ್ಲ ಕರ್ಕೊಂಡು ತೋರಿಸ್ತಾ ಇರ್ತಾರೆ. ಏನು ನೋಡಬೇಕು, ಧೃತರಾಷ್ಟ್ರ ಕುರುಡ, ನೋಡೋ ಚಾನ್ಸೇ ಇಲ್ಲ, ಗಾಂಧಾರಿ ಬಟ್ಟೆ ಕಟ್ಕೊಂಡು ಏನು ನೋಡ್ಬೇಕಾಗಿ, ಇಬ್ಬರು ನೋಡಾಗಿಲ್ಲ, ಆದರೂ ಕುತೂಹಲ. ಅದು ಅರ್ಥ ಆಗದಿದ್ರು ಚಾನಲ್ ಹಾಕಿರ್ತಾರಲ್ಲ ಆ ಥರ, ಅರ್ಥ ಆಗದಿದ್ರು ಕೂಡ ಗೊಂಬೆ ನೋಡ್ತಾ ಕೂತಿರ್ತಾರೆ ಕೆಲವರು. ಪಾಪ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಟೈಮ್ ವೇಸ್ಟ್ ಮಾಡ್ಕೋತಾ ಇರ್ತಾರೆ, ಅಷ್ಟೇ, ಇನ್ನೇನೇ ಇಲ್ಲ. ಆ ಪದ್ಧತಿ ಇದ್ದ ನೋಡ್ಲಿಕ್ಕೆ ಹೋಗಿದ್ದಾರೆ. ಅವತ್ತು ಏನಾಯ್ತು ಗೊತ್ತೇನು, ವೇದವ್ಯಾಸರು ಏನು ಮಾಡಿದ್ರು, ಕೃಷ್ಣ ಏನು ಮಾಡಿದ್ರಂತೆ, ಇಬ್ರು ಕೂಡ ಅವ್ರಿಗೆ ಕಣ್ಣು ಕೊಟ್ಬಿಟ್ರಂತೆ ಗಾಂಧಾರಿಗ, ಬಟ್ಟೆ ಕಟ್ಕೊಂಡ್ರು ಕಣ್ಣು ಕಾಣಿಸ್ತಾ ಇದೆ. ನೋಡ್ತಾರೆ ಚಿನ್ನ ಭಿನ್ನ ಶವಗಳು ತುಂಡು ತುಂಡಾಗಿ ಹೋಗ್ಬಿಟ್ಟಿದೆ. ಸ್ತ್ರೀ ಪರ್ವ ಓದ್ಬೇಕು ನೀವೀಗ, ರಣರಂಗ ಹೇಗಿರ್ತದೆ ಗೊತ್ತಾಗ್ತದೆ. ಒಬ್ಬರ ತಲೆ ಹೀಗೆ ಹಾಗೆ ಕಟ್ಟಾಗಿದ್ದಂತೆ, ಹದ್ದು ಕುಕ್ತಾ ಇವೆ, ಕಾಗೆ ತಿಂತಾ ಇವೆ, ಅಸಹ್ಯಮಯ. ಗಾಂಧಾರಿ ನೋಡ್ತಾಳೆ, ತಡ್ಕೊಳ್ಳೋಕ್ಕಾಗೋದಿಲ್ಲ ಅವಳಿಗೆ. ಕೃಷ್ಣ ಇದಕ್ಕೆಲ್ಲ ನೀನೇ ಕಾರಣ, ಪಾಂಡವ ಕೌರವ್ರ ಅಣ್ಣ ತಮ್ಮಂದಿರು ಅವರವರಲ್ಲೇ ಗಲಾಟೆ ಬಂದು ಸತ್ತು ಹೋಗಿಬಿಟ್ರು. ನೀನು ಸರ್ವಶಕ್ತ, ನಿಲ್ಲಿಸಬೇಕಾಗಿದ್ದು ನಿಲ್ಲಿಸಲಿಲ್ಲ, ಅದನ್ನ ಶಾಪ ಕೊಡ್ತೇನೆ. ನಿನ್ನ ಯಾದವರು ಕೂಡ ಹೀಗೆ ಹೊಡೆದಾಡ್ಕೊಂಡು ಸಾಯಲಿನ ಶಾಪ ಕೊಟ್ಬಿಟ್ರು. ಕೃಷ್ಣ ಅಮ್ಮ ಎಷ್ಟು ಒಳ್ಳೆ ಕೆಲಸ ಮಾಡಿದಿ, ನಾನು ಅನ್ಕೊಂಡಿದ್ದು ನೀರು ಖರ್ಚು ಕೊಟ್ಟಾಗಾಯ್ತು, ನಮ್ಮ ಊಟ ನಿಮ್ಮ ದುಡ್ಡು ಆದಾಗಾಯ್ತಲ್ಲ, ನಾನು ಅನ್ಕೊಂಡಿದ್ದೆ ಹಾಗೆ, ನೀನು ಪುಣ್ಯ ಹೋಯ್ತು ಬಿಡು ಅಂತ ಹೇಳಿದನಂತೆ. ಆ ಶಾಪ ಕೊಡಿಸ್ತಾನೆ ಕೃಷ್ಣ, ಇದು ಆಫ್ಟರ್ ದಿ ವಾರ್ ಮಾಡಿದ ಕೆಲಸ. ಅವರ ದೊಡ್ಡ ಪ್ರಾಬ್ಲಮ್ ಬಂತು, ಧರ್ಮರಾಜನ ಪಟ್ಟಾಭಿಷೇಕ ಆಗೋಗ್ಬಿಡ್ತು, ರಾಜ್ಯ ಆಡ್ತಾನೆ ಅಂತ ಕುಡ್ಕೊಂಡ್ರೆ ಒಂದು ಪ್ರಸಂಗ ಬಂತವತ್ತು. ಒಬ್ಬ ಮುನ್ ಸನ್ಯಾಸಿ ಬಂದ, ಚಾರ್ವಾಕ ಅಂತ ಹೆಸರು, ಜೋರ ಬೈತಾನೆ ಧರ್ಮರಾಜನನ್ನ, ಧರ್ಮರಾಜ ನಿನ್ನಂತ ಪಾಪಿಷ್ಟನಿಲ್ಲ ಅಂತ ಹೇಳ್ಬಿಡ್ತಾನೆ. ಇದು ನನ್ನ ಮಾತಲ್ಲ, ಎಲ್ಲ ಬ್ರಾಹ್ಮಣರು ಹೇಳ್ತಾ ಇದ್ದಾರೆ ಗೊತ್ತಾ, ನೀನು ಪಾಪಿಷ್ಟ 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 ಅಂತ ಹೇಳ್ತಾ ಇದ್ದಾರೆ ಗೊತ್ತಾ ಅಂತ ಹೇಳ್ಬಿಟ್ಟು. ಧರ್ಮರಾಜ ಮೊದಲೇ ದುಃಖ ಪಡ್ತಿದ್ದಾನೆ, ಈ ಮಾತು ಕೇಳಿದ ಮೇಲೆ ಗೋಳೋ ತಳ್ಳಕ್ಕೆ ಶುರು ಮಾಡಿಬಿಟ್ಟಂತೆ. ಕೃಷ್ಣ ಹೇಳ್ತಾನೆ, ಧರ್ಮರಾಜ ಯಾಕೆ ಅಳುತ್ತಿ ಅಂತ ಕೇಳ್ತಾನೆ. ನೋಡಿದ್ರೆ ಎಷ್ಟು ಬ್ರಾಹ್ಮಣರು ಬೈತಾರೆ ಅಂತ ನೋಡಿದೆಯಾ ಅಂತ ಹೇಳಿದ ತಕ್ಷಣ, ಬ್ರಾಹ್ಮಣರು ಯಾರು ಹೇಳಿದ್ರೆ ಬ್ರಾಹ್ಮಣರು ಬೈತಾರೆ ಅಂತ ಹೇಳಿ, ಬ್ರಾಹ್ಮಣರು ಬೈತೀರ ಅಂತ ಕೇಳಿದ ತಕ್ಷಣ ಇಲ್ಲ ಕೃಷ್ಣ ಇವನು ರಾಕ್ಷಸ ಅಂತ ಹೇಳಿ ಹುಮ್ಮಂದ್ರಂತೆ ಆಗ ಸುಟ್ಟು ಉರಿದು ಬೂದಿಯಾಗಿ ಬಿದ್ದುಬಿಟ್ಟು ನಾನು. ಸನ್ಯಾಸಿ ದುರ್ವಾಸ ಇವರ ದುರೋಧನ ಕ್ಲೋಸ್ ಫ್ರೆಂಡ್ ಅವನು, ಯಾತಕ್ಕೆ ಬಂದಿದ್ದ ಅಂದರೆ ಪಾಂಡವನು ಹರ್ಟ್ ಮಾಡೋಕ್ಕೆ ಅಂತ ಬಂದಿದ್ದ ಸರ್. ಕೃಷ್ಣ ಕಾಪಾಡದೆ ಮತ್ತೆ ಇವನು ಯಾರು ಗೊತ್ತಾ, ಚಾರ್ವಾಕ ಇವನು ಮಹಾರಾಕ್ಷಸ, ಸತ್ತು ಉರಿದೋಗ್ಬಿಟ್ಟನಲ್ಲ ದುರ್ವಾಸ ಮತ್ತೆ ಹತ್ರದ ಕೂತು ಬಿಡ್ತಾನೆ. ಅಯ್ಯೋ ಸಾಬಳು ಸತ್ತು ಹೋಗ್ಬಿಟ್ರೆ ಮನೆಯೊಳಗೆ ಪಟ್ಟಾಭಿಷೇಕ ದಿವಸ ಸಾಬು ಯತಿಗಳ ಮರಣ ಅಂತಾಯ್ತೋ ಇಲ್ಲೋ. ಆ ಕೃಷ್ಣ ಯತಿಯಲ್ಲ ಇವನು ಮಹಾರಾಕ್ಷಸ ಅಂತ ಕೃಷ್ಣ ಸ್ವರೂಪ ಹೇಳಿದ್ರು. ಎಷ್ಟು ಕಡೆ ಕೃಷ್ಣನ ರೋಲ್ ಇದೆ ಗೊತ್ತಾ ಇಲ್ಲಿ. ಅದು ಮುಗೀತು. ಆಮೇಲೆ ಅದು ಧರ್ಮ ಶುರು ಮಾಡಿದ ಧರ್ಮರಾಜ, ನನಗೆ ರಾಜ್ಯ ಬೇಡ ಅಂತ ಶುರು ಮಾಡಿಬಿಟ್ಟು, ನನಗೆ ರಾಜ್ಯ ಬೇಡ, ಅದು ಬೇಡ, ಇದು ಬೇಡ, ಶುರು ಮಾಡಿದ್ದು ಮಾಡಿದ್ದೇನೆ. ಎಲ್ಲರೂ ಹೇಳ್ತಾರೆ ಧರ್ಮರಾಜ, ಯಾಕೆ ರಾಜ್ಯ ಬೇಡ, ನನ್ನಿಂದ ಯುದ್ಧ ಆಯಿತು, ನನ್ನಿಂದ ಜನಶತ್ರು ಹಾಗಾಗಬಾರ್ದಾಗಿತ್ತು ಅಂತ ಹೇಳಿ ಹೇಳಿ ದುಃಖ ಪಡ್ತಾನೆ. ಆ ಎಲ್ಲರೂ ಹೇಳಿದ್ರು ಕೂಡ ಕೇಳಿ, ಕೃಷ್ಣ ಹೇಳಿದ್ರು ಕೇಳೋದಿಲ್ಲ, ವೇದವ್ಯಾಸ ಹೇಳಿದ್ರು ಕೇಳೋದಿಲ್ಲ, ನೀವೆಲ್ಲ ಸತ್ಯ ಹೇಳ್ತೀರಿ, ಆದರೆ ನನ್ನ ಪ್ರೀತಿಯಿಂದ ಹೇಳ್ತಿದ್ದೀರಿ, ನನಗದು ಬೇಕಿಲ್ಲ, ನಾನು ಮಹಾಪಾಪಿಷ್ಠ ಅಂತ ತೀರ್ಮಾನ ಮಾಡಿಬಿಡ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಹೋಗ್ಲಿ ಬಿಡು ಧರ್ಮರಾಜ, ಯಾರು ಹೇಳಿದ್ರು ನಂಬ್ತೀನಿ ಮಾತನ್ನ, ಯಾರು ಹೇಳಿದ್ರು ನಿನ್ನ ಕಡೆ ನಿನ್ನ ಕಡೆ ಇರುವಂತ ಆಗ್ತಾ ಇದೆಯಲ್ಲ, ಕೌರವರ ಕಡೆಯವರು ಯಾರಾದರೂ ನೀನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಒಪ್ತಿ ಅಂತ ಕೇಳ್ತಾರೆ. ಒಪ್ತೀನಿ, ಯಾರಿದ್ದಾರಂಥವರು? ಹತಪಕ್ಷ ಗತತ್ವೇನ ಶಂಕಾಯಾಪಿ ಅಗೋಚರ ಭೀಷ್ಮ, ಭೀಷ್ಮರಿದ್ದಾರೆ ಹೋಗೋಣ ಅಂತ ಕೇಳಿದ ತಕ್ಷಣ ಧರ್ಮರಾಜ ಎದ್ದಂತೆ ಮತ್ತೆ ಕೂತ್ಬಿಡ್ತಾನೆ. ಯಾಕೆ ಅಂತ ಕೇಳ್ತಾನೆ, ಕೃಷ್ಣ ನಾನು ಬರೋದಿಲ್ಲ ಅಂತ ಹೇಳ್ತಾನೆ. ಯಾತಕ್ಕೆ? ತಾತ, ನಿಮ್ಮನ್ನು ಕೊಂದಿದ್ದು ಸರಿಯೋ ತಪ್ಪು ಅಂತ ನಾನು ಯಾಕೆ ಕೇಳಿ ನಾಚಿಕೆ ಆಗುತ್ತಾರೆ ಅಂತ ಹೇಳ್ತಾನೆ ಧರ್ಮರಾಜ. ಕೃಷ್ಣ ಏನು ಮಾಡಿದ್ರು ಗೊತ್ತಾಗ, ನಾನು ಕೇಳ್ತೇನೆ ಬಾ ನಿನ್ನ ಪರ ಅಂತ ಹೇಳ್ತಾನೆ. ಏನು ಕರುಣಾನಿಧಿ ಹರಿ, ನಾನು ಕೇಳ್ತೇನೆ ಬಾ. ಕರ್ಕೊಂಡು ಹೋದನಂತೆ. ಭೀಷ್ಮರು ಮಲಗಿರ್ತಾರೆ, ಕೃಷ್ಣ ಸ್ತೋತ್ರ ಮಾಡ್ತಾರೆ ಭೀಷ್ಮನನ್ನ. ಭೀಷ್ಮರೇ, ಧರ್ಮರಾಜನಿಗೆ ಭಾರಿ ಶಂಕೆ ಬಂದಿದೆಯಂತೆ, ಉತ್ತರ ಕೊಡ್ತೀರಾ ಅಂತ ಕೇಳಿದಾಗ ಕೃಷ್ಣ, ಕಾ ಶಕ್ತಿರ್ ಮಮ ದೇವೇಶ ಪಾರ್ಥಾನ್ ಬೋಧಯಿತು ಪ್ರಭು, ಎಲ್ಲಿ ಪಾಂಡವರು, ಎಲ್ಲಿಯ ನಾನು, ನನಗೆ ಹೇಳಕ್ ಬರುತ್ತಾ ಅಂತ ಕೇಳ್ತಾರೆ. ಕೃಷ್ಣ, ನನಗೆ ಹೇಳಕ್ ಬರೋದಿಲ್ಲ, ನನ್ನ ಜ್ಞಾನ ಇಲ್ಲ, ನನ್ನ ಶಕ್ತಿ ಇಲ್ಲ ಮೈಯೊಳಗೆ, 58 ದಿವಸ ಆಗಿದ್ದೇನೆ ಬಿದ್ದು ಗೊತ್ತಾ, ರಕ್ತ ಎಲ್ಲ ಸುರಿವು ಬಿಟ್ಟಿದೆ, ಸಂಕಟ ಪಡ್ತಾ ಇದ್ದೆ ನಾನೀಗ, ನನಗೆ ಬುದ್ಧಿ ಸರಿ ಇಲ್ಲ, ಮೈಯಲ್ಲಿ ಶಕ್ತಿ ಇಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ, ನಾನು ಖಂಡಿತ ಹೇಳೋದಿಲ್ಲ ಅಂದ್ರೆ. ಕೃಷ್ಣ ಹೇಳ್ತಾನೆ, ಭೀಷ್ಮರೇ ನಿಮಗೆ ಶಕ್ತಿ ಕೊಡ್ತೇನೆ, ಹೇಳ್ತೀರಾ? ಒಂದು ಕ್ಷಣಕ್ಕೆ ಶಕ್ತಿ ಬಂದು ಹೋಗಿಬಿಡ್ತಾವ್ರಿ, ಫುಲ್ ನಾರ್ಮಲ್ ಆಗಿಬಿಟ್ರು. ನನಗೆ ಜ್ಞಾನ ಇಲ್ಲ, ಜ್ಞಾನ ಕೊಡ್ತೀನಿ ಹೇಳ್ತೀರಲ್ಲ, ಜ್ಞಾನ ಕೊಟ್ಬಿಟ್ರೆ. ಆಗ ಹೇಳ್ತಾರೆ, ಭೀಷ್ಮರೇ ಜ್ಞಾನ ಬಂತ ಅಂತ ಕೇಳಿದರೆ ಕೃಷ್ಣ, ನನಗೆ ಎಷ್ಟು ಜ್ಞಾನ ಬಂದಿದೆ ಗೊತ್ತಾ, ಈಗ ಜಗತ್ತಲ್ಲ ಒಂದು ಕಾಣ್ತಾ ಇದೆ ಅಂತ ಹೇಳ್ತಾರೆ. ಕೃಷ್ಣ ಅನುಗ್ರಹ ಮಾಡಿದ್ರೆ ಹೇಗಿರಬೇಕು ಜ್ಞಾನ ಅಂದರೆ, ಪ್ರತಿಯೊಂದು ಸ್ಪಷ್ಟ ಕಾಣ್ತಾ ಇದೆ, ಬೇಕಾದ ಕೇಳಿದ್ರೆ ಉತ್ತರ ಕೊಡ್ತೇನೆ ಅಂತ ಜ್ಞಾನ ಕೊಟ್ಟಿದ್ದೆ ಅಂತ ಹೇಳ್ತಾರೆ. ನನಗೆ ಶಕ್ತಿ ಕೊಟ್ಟಿದ್ದೆ ಮತ್ತು ಜ್ಞಾನ ಕೊಟ್ಟಿದ್ದೆ. ಈಗ ಉತ್ತರ ಕೊಡಿ ಸರ್, ನನ್ನ ಸಂಶಯಕ್ಕೆ ಅಂದರೆ, ಕೃಷ್ಣ ನನಗೆ ಸಂಶಯ ಬಂದಿದೆ ಒಂದು ಅಂತ ಕೇಳ್ತಾರೆ. ಏನು ಸಂಶಯ ಅಂತ ಕೇಳಿದರೆ, ಶಕ್ತಿ ಇಲ್ಲದ ನನಗೆ ಶಕ್ತಿ ಕೊಟ್ಟು, ಜ್ಞಾನ ಇಲ್ಲ ನನಗೆ ಜ್ಞಾನ ಕೊಟ್ಟು, ನನ್ನ ಕೈಲಿ ಯಾತಕ್ಕೆ ಕೇಳಿಸ್ಬೇಕು ಅಂತ ನನ್ನ ಸಂಶಯ. ಈಗ ನೀನೇ ಹೇಳಬಾರದೆ ಅಂತ ಕೇಳ್ತಾರೆ, ನೀನೇ ಹೇಳಬಾರದೆ. ಕೃಷ್ಣ ಹೇಳ್ತಾನೆ, ಭೀಷ್ಮರೇ ನಾನು ಯಾತಕ್ಕೆ ನಿಮ್ಮ ಕೈಲಿ ಹೇಳಿಸ್ತೇನೆ ಗೊತ್ತಾ, ನನಗೆ ಹೇಳಕ್ಕೆ ಬರುತ್ತೆ ಅಂತ ಭಗವದ್ಗೀತೆ ಕೇಳಿದವರು ಗೊತ್ತಾಗಿಬಿಟ್ಟಿದೆ ಆಗ್ಲೇನೆ, ನಾನು ಹೇಗೆ ಹೇಳ್ತೇನೆ ಜಗತ್ತೆನಕ್ಕೆಲ್ಲ ಅರ್ಥ ಆಗಿಬಿಟ್ಟಿದೆ. ಇನ್ನೊಂದು ಗೊತ್ತಾಗಬೇಕಾಗಿದೆ, ನಾನು ಹೇಗೆ ಹೇಳಿದೆ ಅಂತ ಗೊತ್ತಾಗಿದೆ, ಹೇಗೆ ಹೇಳಿಸ್ತೇನೆ ಅಂತ ಈಗ ಗೊತ್ತಾಗುತ್ತೆ ಅಂತ ಹೇಳಿ, ನಾನು ಹೇಳಿಸ್ತೇನೆ ಅಂತ ಗೊತ್ತಾಗಬೇಕು ಜನಗಳಿಗೆ, ನಿಮ್ಮ ಬಾಯಲ್ಲಿ ಹೇಳಿಸ್ತೇನೆ ಕೇಳಿ ಅಂತ ಹೇಳ್ತಾನೆ. ಈಗ ಹೇಳ್ತೀರಾ? ಹೇಳ್ತೇನೆ ಕೃಷ್ಣ, ಇನ್ನೂ ನನ್ನ ಭಯ ಅಂತ ಹೇಳ್ತಾನೆ. ಯಾಕೆ ನೀನು ಕೂತಿದ್ದೀನಿ, ನಿಮ್ಮ ಹೇಗೆ ಮಾತಾಡಲಿ ಅಂತ ಕೇಳ್ತಾರೆ. ಎಷ್ಟು ಮಂದಿ ಹುಡುಗರು ಮಾತಾಡೋಕ್ಕಾಗೋದಿಲ್ಲ, ಒಳ್ಳೆ ಹುಡುಗರಿಗೆ, ಕೆಟ್ಟ ಹುಡುಗರು ಅಲ್ಲೇ ಜಾಸ್ತಿ ಮಾತಾಡ್ತಾರೆ ಪಾಪ, ಒಳ್ಳೆ ಹುಡುಗರು ಎದ್ಕೊಂಡ್ಬಿಡ್ತಾರೆ. ಕೃಷ್ಣ ನಿನ್ನ ಮುಂದೆ ಮಾತಾಡೋಕ್ಕಾಗೋದಿಲ್ಲ, ಭೀಮಸೇನ ಕೂತು ಹೇಗೆ ಮಾತಾಡಲಿ ಅಂತ ಕೇಳ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ಭೀಷ್ಮರೇ ಯೋಚನೆ ಮಾಡಬೇಡಿ, ನಾನು ಮಾತಾಡ್ತೀನಿ ಅನ್ಕೊಳ್ಳೋಕೆ ಹೋಗಬೇಡಿ, ನಿಮ್ಮೊಳಗೆ ನಾನು ಪ್ರವೇಶ ಮಾಡಿ ಮಾತಾಡ್ತೀನಿ ಆಯ್ತೋ ಇಲ್ವೋ, ಕ್ಲೈಮ್ಯಾಕ್ಸ್ ವರದಿದು ಒಂದು, ನಿನ್ನೊಳಗೆ ನಾನು ಕುತ್ಕೊಂಡ್ಬಿಡ್ತೇನೆ ಮಾತಾಡ್ತೀನಿ ಆಯ್ತೋ ಇಲ್ಲೋ. ಭೀಷ್ಮರು ಸ್ಪೀಕರು, ಕೃಷ್ಣ ನಿಜವಾದ ಸ್ಪೀಕರು, ಅದು ಆ ಸ್ಪೀಕರು ಇವ್ರು ಈ ಸ್ಪೀಕರ್, ನಾನು ಮಾತಾಡ್ತೀನಿ ಆಯ್ತೋ ಇಲ್ವೋ. ಕೃಷ್ಣ ಮಾತಾಡ್ತಾನೆ, ಅದು ಶಾಂತಿ ಪರ್ವ ಆಯ್ತು, ಶಾಂತಿ ಪರ್ವ ಅನುಶಾಸನ ಪರ್ವ, ಇಡೀ ಧರ್ಮೋಪದೇಶದ ಮಯ ಅಂತೂ ಶಾಂತಿ ಪರ್ವ ಬಂತಲ್ಲಿ, ಯುದ್ಧ ಮುಗಿತು ಶಾಂತಿ ಬಂತು, ಕೃಷ್ಣ ಶಾಂತಿ ಕೊಟ್ಟ. ಸೊ ಬಿಫೋರ್ ವಾರ್ ಕೃಷ್ಣ, ಡ್ಯೂರಿಂಗ್ ವಾರ್ ಕೃಷ್ಣ, ಆಫ್ಟರ್ ವಾರ್ ಕೃಷ್ಣ, ವಿಥೌಟ್ ಕೃಷ್ಣ ನೋ ವಾರ್ ನಥಿಂಗ್, ನ ಏನೂ ಆಗ್ತಿರ್ಲಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ಇಡೀ ಮಹಾಭಾರತ ಯುದ್ಧದಲ್ಲಿ ಕೃಷ್ಣನ ಪಾತ್ರ ಅಂದರೆ A to Z ಕೃಷ್ಣ ಕೃಷ್ಣ ಕೃಷ್ಣ, ಆಮೇಲೆ ಭೀಮ ಭೀಮ ಭೀಮ, ಆಮೇಲೆ ಅರ್ಜುನಾದಿಗಳು. ಇದು ತಿಳ್ಕೊಂಡ್ರೆ ಅದು ಜೀವನ ಅಷ್ಟೇ ಅಲ್ಲ, ನಮ್ಮ ಸಂಸಾರವೇ ಒಂದು ಕುರುಕ್ಷೇತ್ರ, ಇದೇ ಯುದ್ಧ. ಇಲ್ಲಿ ಯುದ್ಧ ಮಾಡೋರು ನಾವಲ್ಲ, ಭಗವಂತ ಮಾಡಿಸ್ತಾನೆ. ಸಂಧ್ಯಾನ್ನಿ ಮಾಡಕ್ಕೆ ಹೋದರೆ ದೇವರು ಮಾಡಿಸ್ತಾನೆ, ದ್ವಿಜೆ ದೇವರು ಮಾಡಿಸ್ತಾನೆ, ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್ನಷ್ಟೇ. ಅಲ್ಲಿ ತಿಳ್ಕೊಂಡು ಬಿಟ್ರೆ ದೇವರೇ ಮಾಡಲಿ ಅಂತ ಅನ್ಕೋಬಾರ್ದು ಅಷ್ಟೇ ಹೊರತು, ದೇವರು ಮಾಡಿಸ್ತಾನೆ ದೇವರೇ ಮಾಡಲಿ ಸಂಧ್ಯಾವನೆ ಅನ್ನಬಾರದು, ದೇವರು ಮಾಡಿಸ್ಲಿ ಅನ್ಬೇಕು, ದೇವರೇ ದೇವ್ರ ಪೂಜೆ ಮಾಡಲಿ ಅನ್ನಬಾರದು, ದೇವರೇ ದೇವ್ರ ಪೂಜೆ ಮಾಡಿಸ್ಲಿ ಅನ್ಬೇಕಷ್ಟೇ. ಇಷ್ಟು ಮಾಡಿಕೊಂಡ್ರೆ ಜೀವನ ಸಾಕ್ಷಿ. ಕೃಷ್ಣ ಹೇಗೆ ನಮ್ಮನ್ನು ಜೊತೆಗಿದ್ದಾನೆ ಅಂದರೆ, ಜೊತೆಗಿದ್ದಾನೆ ಯುದ್ಧ ಮಾಡೋದಿಲ್ಲ ಆಯ್ತಾ, ತಾನು ಶತ್ರ ಹಿಡಿಯೋದಿಲ್ಲ, ಗೆಲುವು ತಂದು ಕೊಟ್ಟೇ ಕೊಡ್ತಾನೆ. ಈ ಭಾರ ನಮ್ಮಲ್ಲಿ ಇತ್ತು ಅಂದರೆ ಮಹಾಭಾರತ ಯುದ್ಧ ಕಥೆ ಅಲ್ಲ, ನಮ್ಮ ಜೀವನ. ನಮ್ಮ ಜೊತೆ ಯಾವಾಗಲೂ ದೇವರು ಇರ್ತಾನೆ. ಸಾರಥಿಯಾಗಿ ಕೂತಿದ್ದಾನೆ ಅಂದರೆ ಗೈಡ್ಸ್ ಅಂತ ಅರ್ಥ, ಸಾರಥಿಯಾಗಿ ಕೂತು ಗೈಡ್ ಮಾಡ್ತಾನೆ, ಒಳಗೆ ನಿಂತು ಪ್ರೇರೇಪಣೆ ಮಾಡ್ತಾನೆ, ಯುದ್ಧದಲ್ಲಿ ಗೆಲುವು ಕೊಡ್ತಾನೆ. ಅಲ್ಲಿ ದುರ್ಯೋಧನ ಎದುರಿಗಿದ್ದ, ನಮಗೆ ದುರ್ಯೋಧನ ಎದುರಿಗಿದ್ದಾನೆ ಇವತ್ತು, ಕಲಿಯುಗ ಅಂದ್ರೆ ಅಪೋಸಿಟ್ ದುರ್ಯೋಧನ, ಬದುಕ್ತಿರೋದೆಲ್ಲ ಕೂಡ ನಾವೇ. ಕಲಿಯುಗ ಅಂದ್ರೆ ದುರ್ಯೋಧನ, ನಾವು ಬದುಕಬೇಕು ಅಂದ್ರೆ ಮಧ್ವಮತ ಭೀಮಸೇನ. ಕಲಿಯುಗ ದುರ್ಯೋಧನ, ಕೃಷ್ಣ ವೇದವ್ಯಾಸರು, ಇನ್ನು ಕೆಲವು ಗ್ಯಾರಂಟಿ ನಮಗೆ. ಆ ರೀತಿ ಬದುಕಿದರೆ ನಮ್ಮ ಜೀವನ ಸಾರ್ಥಕವಾಗ್ತದೆ ಅಂತ ತಿಳ್ಕೊಳ್ಳೋದೆ ಇದು ಜೀವನ ಕುರುಕ್ಷೇತ್ರದಲ್ಲಿ ಕೃಷ್ಣನ ಪಾತ್ರ ತಿಳ್ಕೊಂಡ್ರೆ ಸಾರ್ಥಕವಾಗ್ತದೆ. ಅದು ಕಥೆಯಲ್ಲ ಅಧ್ಯಾತ್ಮ, ಕಥೆಯಲ್ಲ ಧರ್ಮ ಅಂತ ತಿಳ್ಕೊಳ್ಳೋದಕ್ಕೆ ಮಹಾಭಾರತ ಕಥೆ ಕೇಳಬೇಕು. ಇಷ್ಟನ್ನು ಹೇಳಿ ಇದು ಇಷ್ಟೇಳು ಸಂಕ್ಷೇಪನೆ, ಮತ್ತೆ ಅಲ್ಲಲ್ಲಲ್ಲಿ ಸ್ಕಿಪ್ ಮಾಡಿ ಹೇಳಿರೋದೇ ಹೊರತು ಇದೆಲ್ಲ ನಿರ್ಣಯ ಓದ್ದವರಿಗೆ ಮಾತ್ರ ಅರ್ಥ ಆಗ್ತದೆ. ಮಹಾಭಾರತ ಮೂಲ ಓದಿದ್ರೆ ಮಾತ್ರ ಅರ್ಥ ಆಗ್ತದೆ. ಟಿ ವಿ ನೋಡಿದ್ರೆ ದೇವರಾಣಿ ಅರ್ಥ ಆಗೋದೇ ನೆನಪಿರಬೇಕು. ಟಿ ವಿಯಿಂದ ಹೇಳಿದ್ದಲ್ಲ ಇದು, ಕುಮಾರವ್ಯಾಸ ಭಾರತ ಅಲ್ಲ, ಒಪ್ಪ ಭಾರತ ಅಲ್ಲ, ಇದು ಮಧ್ವ ಭಾರತ ವ್ಯಾಸ ಭಾರತ ಅಂತ ತಿಳ್ಕೊಂಡು ಸರಿಯಾಗಿ ಓದಿದರೆ ಕೃಷ್ಣ 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 ಅನ್ನೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವರ್ಕ್ಶಾಪ್ ಇಲ್ಲಿ ನಡೆದಿದ್ದು ಕೃಷ್ಣನ ಪಾತ್ರ ಆದ್ದರಿಂದ ಕೃಷ್ಣನೇ ಇರಬೇಕಲ್ಲ, ಅದಕ್ಕೆ ಕೃಷ್ಣ ಇದ್ದಾನೆ, ಅದಕ್ಕೆ ಇಲ್ಲಿ ನಡೆದಿದೆ ಇವತ್ತಿನ ದಿವಸ. ಇಷ್ಟು ದಿವಸ ವಿಜಯಭಾರತಿ ಸ್ಕೂಲಲ್ಲಿ ಆಗ್ತಾ ಇದೆ, ಜಾತಿ ಶಿಫ್ಟ್ ಆಯಿತು ಅಂದರೆ ಕೃಷ್ಣನ ಪಾತ್ರಕ್ಕೆ ಕೃಷ್ಣ ಇರೋ ಜಾಗನೇ ಆಗಬೇಕು ಅಂತ ಹೇಳಿ ಈ ಜಾಗಕ್ಕೆ ಬಂದಿದೆ. ಕೃಷ್ಣನ ಮುಂದೆ ಭೀಮ ಇರಬೇಕಲ್ಲ, ಮಧ್ವಾಚಾರ್ಯರು ಇದ್ದಾರೆ, ಮತ್ತು ಮಧ್ವಾಚಾರ್ಯರು ಇದ್ದಾರೆ, ಮುಂದೆ ವಾದಿರಾಜ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಎಷ್ಟು ಜನಗಳಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಅದು ವಿದ್ಯಾ ಕುರುಕ್ಷೇತ್ರ ಇರುವುದು. ತತ್ವವಾದಕ್ಕೂ ಮ್ಯಾಯವಾದಕ್ಕೂ ಘರ್ಷಣೆ ಆಗ್ತಕ್ಕಂಥ ಜಾಗ, ಆದ್ದರಿಂದ ಇಂಥ ಜಾಗದಲ್ಲಿ ಕೃಷ್ಣನ ಪಾತ್ರದ ಬಗ್ಗೆ ನಡೆದಿದ್ದು ಭಾರಿ ವಿಶೇಷ. ಪರಮಪೂಜ್ಯ ಪೇಜಾವರ ಶ್ರೀಪಾದಗಳವರು ಇವತ್ತು ಉಪಸ್ಥಿತರಿದ್ದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರು ಇನ್ನೊಂದು ಬಿಜಾಪುರದಲ್ಲಿ ನಾಡೊಂದು ಉದ್ಘಾಟನೆ ಕಾರ್ಯಕ್ರಮ ಇದೆ ಗುಲ್ಬರ್ಗಾದಲ್ಲಿ, ಅಲ್ಲಿಗೆ ಹೋಗಲೇಬೇಕಾಗಿದೆ ಅಂತೇಳಿ ಸ್ವಾಮಿಗಳು ಫೋನ್ ಮಾಡಿದ್ದು. ಅದಕ್ಕೆ ಅನಿವಾರ್ಯವಾಗಿದೆ, ಬರಲಿಕ್ಕಾಗ್ತಾ ಇಲ್ಲ, ನಮ್ಮ ಅನುಗ್ರಹ ಆಶೀರ್ವಾದ ಇರ್ತದೆ ಅಂಥೇಳಿ ಶ್ರೀಗಳವರು ತಿಳಿಸಿದ್ದಾರೆ. ಆದ್ದರಿಂದ ಅವರು ಎದುರಿಗಿಲ್ಲ ಅಷ್ಟೇ ಹೊರತು ಅವ್ರ ಮನಸ್ಸೆಲ್ಲ ಇಲ್ಲೇ ಇದೆ. ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಅವರ ಅನುಪಸ್ಥಿತಿಯಲ್ಲೇ ಸಾಷ್ಟಾಂಗ ನಮಸ್ಕಾರಗಳನ್ನು ನಮ್ಮ ವ್ಯಾಸವಂತ ಸಂಶೋಧನಾ ಪ್ರತಿಷ್ಠಾನದಿಂದ ಮತ್ತು ಕಾರ್ಯಕ್ರಮ ನಿರ್ವಹಣೆ ಮಾಡಿರತಕ್ಕಂಥ ಎಲ್ಲ ಕಾರ್ಯಕರ್ತರ ಪರವಾಗಿ ಸಾಷ್ಟಾಂಗ ನಮಸ್ಕಾರ ಶ್ರೀಗಳು ಹೇಳ್ತಾ, ಇವೆಲ್ಲ ಕೂಡ ಇವತ್ತಿನ ಉಪನ್ಯಾಸ ಭಾರಿ ದೀರ್ಘ ಆಗಿದೆ, ಹೆಚ್ಚು ಕಡಿಮೆ 2.5 ಗಂಟೆ ಆಯಿತು ಹೆಚ್ಚು ಕಡಿಮೆ. ಆದರೆ ಇವೆಲ್ಲ ಕೂಡ ಬಹಳ ಶಾಂತರಾಗಿ ಕೇಳಿದ್ದೀರಿ. ಯುದ್ಧದ ವಾರ್ತೆ ಕೇಳಿದ ಮೇಲೆ ಶಾಂತಿ ಬರೋದು, ಮೊದಲು ಯುದ್ಧ ಪರ್ವ ಆಮೇಲೆ ಶಾಂತಿ ಪರ್ವ ಜೋರಾಗಿ ಹಾಕಿರ್ತಾರೆ ಗಲಾಟೆ, ಬರೋ ದಿವಸ ಶಾಂತ ಅಂತ ಹಾಕಿರ್ತಾರೆ, ಬರೋ ದಿವಸ ಶಾಂತ, ಗುಲ್ಬರ್ಗ ಶಾಂತ, ಬೆಳಗಾಂ ಶಾಂತ ಅಂತ ಹಾಕ್ತಾರಲ್ಲ, ಈಗ ಮನಸ್ಸು ಶಾಂತ ಆಗ್ತದೆ. ಕೃಷ್ಣದ ಕಥೆ ಕೇಳಿದ ಮೇಲೆ ಸ್ವಲ್ಪ ದೀರ್ಘವಾಗಿ ಆಗಿದೆ, ಆದರೆ ಇವೆಲ್ಲ ಅದನ್ನು ಸರಿಯಾಗಿ ಕೇಳಿದ್ದೀರಿ. ಈ ಸ್ವಲ್ಪ ಪ್ರಶ್ನೋತ್ತರಗಳಿಗೆ ಅವಕಾಶ ಸ್ವಲ್ಪ ಹೊತ್ತು ಕೊಡೋದು ಒಳ್ಳೆಯದಾದ್ದರಿಂದ ಒಂದು ಯಾರಾದ್ರು ಒಳ್ಳೆಯ ಪ್ರಶ್ನೆ ಅಂದರೆ ನೇರ ಪ್ರಶ್ನೆ ಇರಬೇಕು, ಸಂಬಂಧಪಟ್ಟಂಥ ನೇರ ಪ್ರಶ್ನೆ ಕೇಳಿದರೆ ಅದಕ್ಕೆ ಅವಶ್ಯ ಉತ್ತರ ಕೊಡಬಹುದು. ಅದು ಸಂಕೋಚ ಇಲ್ಲದೆ ಕೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚ ಮಹಂತೇನ ಪ್ರಿಯತಾಂ ಕಮಲಾಲಯ.